ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಬದ್ಧಾಯ ಚ ನಮೋ ನಮಃ. ದಸತು ಶ್ರೀಪದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಪುನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾರಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೇ ಗುರೂನ್ ಮಮ. ಇವತ್ತಿನ ದಿವಸ ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಮೂರು ವೇದಾಂತ ದರ್ಶನಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ಈ ದರ್ಶನ, ಸಿದ್ಧಾಂತ ಮೊದಲಾದ ಪದಗಳೆಲ್ಲ ಫಿಲಾಸಫಿ ಅಂತೇನು ಕರಿತೇವೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಭಾಗಗಳು. ಎಲ್ಲ ಬೇರೆ ಸೈನ್ಸ್ಗಳು ಒಂದು ಭಾಗವಾದರೆ ಫಿಲಾಸಫಿನೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಭಾಗ. ಕಾರಣ ಏನು ಅಂದರೆ, ಜೀವನದ ಅತ್ಯಂತ ಮೂಲಭೂತವಾದ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಕ್ಕಂಥ ಕೆಲಸ ಈ ತತ್ವಶಾಸ್ತ್ರದ್ದು. ಮೂಲಭೂತ ಪ್ರಶ್ನೆ ಯಾವುದು? ನಮಗೆ ಒಂದು ರೀತಿಯಾದ ಪ್ರಶ್ನೆ ಏನು ಅಂದರೆ, ಈ ಜಗತ್ತೆಲ್ಲ ಏನಿದು, ನಾವು ಕಾಣ್ತಕ್ಕಂಥ ಜಗತ್ತಿನ ಹಿನ್ನೆಲೆ ಏನು, ಜಗತ್ತಿನ ಸೃಷ್ಟಿ ಮೊದಲಾದವುಗಳು ಹೇಗೆ, ಇದರಗಳ ವ್ಯಾಪ್ತಿ ಎಷ್ಟು, ಇದರ ನಿಯಂತ್ರಣ ಯಾರ ಕೈಯಲ್ಲಿದೆ, ಮತ್ತು ನಾವೆಲ್ಲ ಯಾರು, ಮುಂದೆ ನಮ್ಮ ಜೀವನದ ಗುರಿ ಏನು, ಮೊದಲಾದ ಅನೇಕ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ತತ್ವಶಾಸ್ತ್ರದ ಮುಖ್ಯವಾಗಿರತಕ್ಕಂಥ ಉದ್ದೇಶ. ಅದರ ಎರಡನೆಯ ಭಾಗ ನಮಗೆಲ್ಲ ಇರತಕ್ಕಂಥ ಒಂದು ಮೂಲಭೂತವಾದ ಒಂದು ಅಪೇಕ್ಷೆ, ಇನ್ಸ್ಟಿಂಕ್ಟ್ ಅಂತ ಕರೀತೇವೆ. ಮತ್ತು ಹಸಿವು ಅದು ಇನ್ಸ್ಟಿಂಕ್ಟ್ ಅದು, ಬಾಯಾರಿಕೆ ಇನ್ಸ್ಟಿಂಕ್ಟ್ ಅದು. ಅದರ ಜೊತೆಗೆ ಅದಕ್ಕಿಂತ ಒಂದು ಇನ್ಸ್ಟಿಂಕ್ಟ್ ಇದೆ, ನಾವು ಇನ್ಸ್ಟಿಂಕ್ಟ್ ಆಫ್ ಇನ್ಸ್ಟಿಂಕ್ಟ್ಸ್ ಅಂತ ಕರಿಬಹುದು. ಮತ್ತು ಹಸಿವು ಬಾಯಾರಿಕೆಗಳ ಹಿನ್ನೆಲೆಯಲ್ಲಿ ಒಂದು ಭಾಗ ಇದೆ. ಏನದು? ನಮಗೆ ದುಃಖ ಹೋಗಬೇಕು, ಸುಖ ಬರಬೇಕು, ಸುಖನೇ ಆಗಬೇಕು. ಈ ಒಂದು ಬಯಕೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲೇ ಇಲ್ಲ. ಅದು ಮನುಷ್ಯರಿಗಲ್ಲ, ಪ್ರಾಣಿಗಳಿಗೂ ಇರತಕ್ಕಂಥ ಒಂದು ಮೂಲಭೂತವಾದಂಥ ಅಪೇಕ್ಷೆ. ಇವತ್ತು ಹಸಿವು ಬಾಯಾರಿಕೆಗಳು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರೋದು. ಹಸಿವು ಯಾತಕ್ಕೆ ಹೋಗಬೇಕು? ಸುಖ ಆಗುತ್ತೆ. ಹಸಿವು ಇದ್ರೇನಾಗತ್ತೆ? ದುಃಖ ಆಗತ್ತೆ. ಸೊ ಹೇಗಲು ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಹು. ಎಲ್ಲ ಸರಿಯಾಗಿ ಗಮನಿಸಬೇಕಿದೆ. ಅನೇಕರು ತತ್ವಶಾಸ್ತ್ರ ಅಂದರೆ ಅದೊಂದು ಕೆಲಸ ಇಲ್ಲದವರು, ಉದ್ಯೋಗ ಇಲ್ಲದವರು ಕೆಲ ಒಂದು ಚಿಂತನೆ ಮಾಡುವ ವಿಚಾರ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಗೊತ್ತಾಯ್ತಾ? ತಪ್ಪದು. ಮೂಲಭೂತವಾದ ವಿಚಾರ, ನಮಗೆ ಸುಖ ಆಗಲೇಬೇಕು, ದುಃಖ ಸ್ವಲ್ಪವೂ ಆಗ್ಬೋದು. ಈ ಒಂದು ಬೇಸಿಕ್ ಇನ್ಸ್ಟಿಂಕ್ಟ್ ಮೇಲೆ ಇಡೀ ಜಗತ್ತು ಬದುಕಿರೋದು. ಹಾಗಿದ್ರೆ ನಮಗೆ ಈ ದುಃಖ ಎಲ್ಲ ತಪ್ಪೋದು ಯಾವಾಗ? ಯಾವಾಗಲೂ ಸುಖ ಸಿಗೋದು ಯಾವಾಗ? ಏನು ಮಾಡಿದ್ರೆ ಸಿಗುತ್ತೆ? ಈ ಅಪೇಕ್ಷೆ ಇದ್ದವರು ಮುಂದೆ ಏನು ಮಾಡಬೇಕು ಅಂತ ಹೇಳೋದಕ್ಕೆ ಹೊರಟಿರೋದು ತತ್ವಶಾಸ್ತ್ರ. ತತ್ವಶಾಸ್ತ್ರಕ್ಕೆ ಎರಡು ರೀತಿಯಲ್ಲಿ ಪ್ರಯೋಜನ. ಇದೆಲ್ಲ ಅರ್ಥ ಮಾಡಿಕೊಳ್ಳೋದು ಒಂದು. ಈ ಸೈನ್ಸಿನ ಉದ್ದೇಶವೂ ಅದೇನೆ, ಎಂಕ್ವೈರಿ ಇನ್ ಟು ದಿ ನೇಚರ್. ಅದು ನಮ್ಮದಾಗಲ್ಲ, ಅದೊಂದು ಪಾರ್ಟ್ ಅಷ್ಟೇ. ಅದು ಹೆಸರೇ ಅದಕ್ಕೆ ಫಿಸಿಕ್ಸು ಮತ್ತು ಕರಿಬೇಕಾದ್ರೆ ಎಂತ ಕರಿತೇನೆ, ಆವಾಗ ಮೆಟೀರಿಯಲ್ ವರ್ಲ್ಡ್ ಮಾತ್ರ ಅದು ಕವರ್ ಮಾಡೋದು. ತತ್ವಶಾಸ್ತ್ರ ಆಗಲ್ಲ, ಸ್ಪಿರಿಚುವಲ್ ವರ್ಲ್ಡನ್ನು ಕವರ್ ಮಾಡೋದು. ಈಗ ಮೆಟೀರಿಯಲ್ ಸ್ಪಿರಿಚುವಲ್ ಎರಡು ವರ್ಲ್ಡ್ ಕವರ್ ಮಾಡಿದರೆ ಅದು ಫಿಲಾಸಫಿ, ಮೆಟೀರಿಯಲ್ ವರ್ಲ್ಡ್ ಮಾತ್ರ ಕವರ್ ಮಾಡಿದರೆ ಸೈನ್ಸ್ ಅಷ್ಟೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಕಲ್ಪನೆ. ಅದಕ್ಕೆ ಫಿಲಾಸಫಿಗೆ ಇಂಗ್ಲೀಷ್ನಲ್ಲಿ ಇನ್ನೊಂದು ಹೆಸರಿದೆ, ಮೆಟಾಫಿಸಿಕ್ಸ್ ಅಂತ ಕರೀತಾರೆ. ಫಿಸಿಕ್ಸ್ ಇದು ಮೆಟಾಫಿಸಿಕ್ಸ್ ಅಂದರೆ ನಾವು ಈ ಜಡದನ್ನು ಮೀರಿರ್ತಕ್ಕಂಥ ಚೇತನ ಪ್ರಪಂಚಕ್ಕೆ ಪರಿಚಯಕ್ಕೋಸ್ಕರ ಹೋಗ್ತಕ್ಕಂಥ ಒಂದು ಅಪೂರ್ವವಾದ ಕಾರ್ಯ. ಈ ದೃಷ್ಟಿಯಿಂದ ತತ್ವಶಾಸ್ತ್ರ ನಮಗೆ ಅತ್ಯಂತ ಮುಖ್ಯವಾದದ್ದು. ಈ ತತ್ವಶಾಸ್ತ್ರ ಅನೇಕ ಭಾಗಗಳಾಗಿ ಅನೇಕ ಸಿದ್ಧಾಂತಗಳು ಬಂದವು. ಅದರಲ್ಲಿ ಚಾರ್ವಾಕ ಫಿಲಾಸಫಿ ಎಲ್ಲರೂ ತಿಳ್ಕೊಂಡಿರೋ. ಚಾರ್ವಾಕ ಸಿದ್ಧಾಂತ ಅಂದರೆ ಏನು? ಚಾರುವಾಕ ನಮಗೆ ಬಹಳ ಹಿತವಾದಂಥ ಮಾತು ಮೇಲ್ನೋಟಕ್ಕೆ. ಏನದು? ಜೀವನದಲ್ಲಿ ಇವತ್ತು ಆಧುನಿಕ ಸಿದ್ಧಾಂತ ಅದೇನೆ, ಎಂಜಾಯ್ ಮಾಡೋದಷ್ಟು. ಯಾವಾಗಲೂ ಎಂಜಾಯ್ ಮಾಡ್ಕೊಂಡಿರೋದು, ಏನಾದರೂ ಕೂಡ ಎಂಜಾಯ್ ಮಾಡ್ತಾರೆ. ದುಡ್ಡಿಲ್ವಾ ಕೇಳಿ ತೊಗೊಳೋದು, ಕೊಡಲಿಲ್ವಾ ಹೊಡೆದು ತೊಗೊಳೋದು ಅಷ್ಟೇ. ಎಲ್ಲರಲ್ಲೂ ಒಂದು ಮಾತು ಹೇಳ್ತಾರೋ, ಋಣಂಕೃತ್ವ ಘೃತಂ ಪಿಬೆ, ತುಪ್ಪ ತಿನ್ನಬೇಕು, ಸಾಲ ಮಾಡಿಯಾದ್ರೂ ತಿನ್ನೋ ಪರವಾಗಿಲ್ಲ, ಅವರು ಸಾಲ ಕೇಳಿ ಇನ್ನೊಬ್ರು ಕೇಳಿಕೊಳ್ಳಿ ಕೊಡು, ನೀನು ದುಡಿಬೇಡ, ಬರೀ ಸಾಲ ಮಾಡ್ತಾನೆ ಇರು, ಕೊನೆ ಸತ್ರ ಯೋಚನೆ ಇಲ್ಲ, ನೀನು ಸತ್ರ ಯೋಚನೆ ಇಲ್ಲ, ಕೊಟ್ಟವನು ದೊಡ್ಡ ದುಃಖ ಪಡ್ತಾರೆ, ನೀನೇ ಸತ್ರು ದುಃಖ ಇಲ್ಲ, ಯಾತಕ್ಕೆ ಅಂದರೆ ಪರಲೋಕ ಅವೆಲ್ಲ ಇಲ್ಲ, ಸ್ವರ್ಗ ನರಕ ಏನು ಇಲ್ಲೇ ಇಲ್ಲ, ಇಲ್ಲಿ ಜೀವನದಲ್ಲಿ ಏನು ಎಂಜಾಯ್ ಮಾಡ್ತೇವೋ ಅಷ್ಟೇ ಸತ್ಯ ಅಂತ ಹೇಳ್ಬಿಡ್ತಾನೆ. ಹೀಗೆ ಅವರು ಚಾರ್ವಾಕ ಫಿಲಾಸಫಿ ವಿಚಿತ್ರವಾದದ್ದು, ಜನ 99% ಜನ ಫಾಲೋ ಮಾಡ್ತಿರೋದು ಅದನ್ನೇ ಇವತ್ತು, ಅದನ್ನು ಟ್ರೆಂಡ್ ಎಲ್ಲ ಅಷ್ಟೇ, ಯಾರು ಏನಾದರೂ ಏನಂತೆ ನಾವು ಸುಖವಾಗಿರ್ಬೇಕಂತೆ, ಯಾರು ಪಾಠ ಹೋಗ್ತಾರೆ, ಯಾರು ಬಿದ್ದರೆ ಸತ್ರ ಸಾಯಿಲೆ ಅಂತ ನಾಟಕ ಪಟ್ಟೆ, ನೀನು ಸತ್ರ ನಾನು ಸಾಯ್ತೇನೆ ಅಂತ ಹೇಳ್ತೇನೆ ಅವರಿಗೆ, ಜೀವನ ಗುರಿನೇ ಇಲ್ಲ, ಗೊತ್ತು ಗುರಿ ಇಲ್ಲದ ವ್ಯವಸ್ಥೆ ಇರತಕ್ಕಂಥವರು. ಆಮೇಲೆ ಬೌದ್ಧ ಜೈನ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಪೂರ್ವಮೀಮಾಂಸ ಉತ್ತರ ಮೀಮಾಂಸ, ಈಗ ಅನೇಕ ದರ್ಶನಗಳು ಬಂದವು. ಇದು ಚಾರ್ವಾಕ ದರ್ಶನ ಅಂಬೋದು ಆ್ಯಕ್ಚುಲಿ ಹೆಸರು ದರ್ಶನ, ದರ್ಶನ ಸೇರೋದೇ ಇಲ್ಲ, ಯಶ್ಯತವು ನಾಸವು ಸವೈ ಅಂತ ಹೇಳುತ್ತೆ, ಯಶ್ಯತವು ನಾಭಿಮತವು ರಾಸವು ಸವೈ, ಅದು ಹೆಸರಿಗೆ ಸಿದ್ಧಾಂತವ್ರು ಸಿದ್ಧಾಂತ ಇಲ್ಲದೇ ಇರೋ ಸಿದ್ಧಾಂತ, ಆ ಲೆಕ್ಕದಲ್ಲಿ ಹೇಳೋದಾದರೆ ಪ್ರಿನ್ಸಿಪಲ್ ಲೆಸ್ ಪ್ರಿನ್ಸಿಪಲ್ ಅಂತ ಹೇಳ್ತೇವಲ್ಲ, ಹಾಗೆ ಹೆಸರು ಪ್ರಿನ್ಸಿಪಲ್ಲು ಪ್ರಿನ್ಸಿಪಲ್ಲೇ ಇಲ್ಲ, ಈ ರೀತಿ ಹೇಳೋ ಪದ್ಧತಿ ಅದು. ಇನ್ನು ನಾವು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಬಂದರೆ ಈ ದರ್ಶನ ಎರಡು ಭಾಗ ಮಾಡ್ತಾರೆ, ಅವೈದಿಕ ದರ್ಶನಗಳು ವೈದಿಕ ದರ್ಶನಗಳು ಅಂತ ಎರಡು ಭಾಗ ಮಾಡ್ತಾರೆ. ಅವೈದಿಕ ದರ್ಶನಗಳು ಅಂದ್ರೇನು, ವೇದಾದಿ ಶಾಸ್ತ್ರಗಳನ್ನು ಒಪ್ಪದೇ ತಮ್ಮ ವಿಚಾರವನ್ನು ಮುಂದಿಟ್ಟ ದರ್ಶನಗಳೆಲ್ಲ ಅವೈದಿಕ ದರ್ಶನಗಳು, ವೇದಾದಿ ಶಾಸ್ತ್ರಗಳನ್ನು ಒಪ್ಪಿ ತಮ್ಮ ವಿಚಾರ ಮುಂದಿಟ್ಟರೆ ಅವೆಲ್ಲ ಕೂಡ ವೈದಿಕ ದರ್ಶನಗಳು. ಈ ಬೌದ್ಧ ಮತ್ತು ಜೈನ ಎರಡು ದರ್ಶನಗಳು ಅವೈದಿಕ ದರ್ಶನಗಳು, ವೇದಾದಿ ಶಾಸ್ತ್ರವನ್ನು ಒಪ್ಪೋದಿಲ್ಲ, ಕೇವಲ ತಮ್ಮ ಕುತರ್ಕದಿಂದ ಏನು ಹೇಳುತ್ತೋ ಅಷ್ಟೇ. ಅದೇ ಬೌದ್ಧ ಮತ್ತು ಜೈನ ಮತ್ತು ಇವತ್ತು ತಮ್ಮ ಚಾರ್ವಾಕ ಮತ ಅದು ಹೆಚ್ಚು ಪ್ರಚಾರದಲ್ಲಿದೆ, ನೆಕ್ಸ್ಟ್ ಪ್ರಚಾರದಲ್ಲಿರೋದು ಬೌದ್ಧ ಜೈನ ಮತಗಳೇನೆ, ಕೋಟಿಗಟ್ಟಲೆ ಜನ ಇದ್ದಾರೆ ಬೌದ್ಧರು ಜೈನರೆಲ್ಲ ಕೂಡ, ಆದರೆ ಅವರಿಗೆ ಬೇಸಿಕ್ ಫಿಲಾಸಫಿ ಅಂದರೆ ಎಂದು ಶಾಸ್ತ್ರ ಒಪ್ಪಬೇಕು, ವೇದಾದಿ ಶಾಸ್ತ್ರಗಳನ್ನ ಒಪ್ಪೋದಿಲ್ಲ, ಬುದ್ಧ ನಮ್ಮ ಗುರು ಅವನು ಹೇಳ್ದ ಕೇಳ್ತೇವೆ, ಜಿನ ನಮ್ಮ ಗುರು ಆತ ಹೇಳ್ದ ಕೇಳ್ತೇವೆ ಇಷ್ಟೇ, ಇನ್ನು ಬೇರೆ ಯಾವುದಕ್ಕೂ ಅವ್ರು ತಯಾರಿಲ್ಲ. ಇವು ಅವೈದಿಕ ದರ್ಶನಗಳು. ವೈದಿಕ ದರ್ಶನಗಳು ವೇದಾದಿ ಶಾಸ್ತ್ರಗಳನ್ನು ಮೂಲ ಮಾಡಿಕೊಂಡು ವಿಚಾರ ಮಾಡ್ತಕ್ಕಂಥ ದರ್ಶನಗಳು, ಅದರಲ್ಲಿ ಕೆಲವು ಭಾಗಗಳು ಶುರುವಾಯಿತು. ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ, ಈ ನಾಲ್ಕು ಮತದ ವೈಶಿಷ್ಟ್ಯ ಏನು ಅಂದರೆ ವೇದಗಳನ್ನು ಒಪ್ತೇವೆ ನಾವು, ಆದರೆ ವೇದಗಳನ್ನು ಅಷ್ಟೇ ಒಪ್ಪೋದಿಲ್ಲ, ಜೊತೆಗೆ ನಮ್ಮ ವಿಚಾರದ ಜೊತೆಗೆ ವೇದಗಳು ಹೊಂದಾಣಿಕೆ ಇದ್ದರೆ ಒಪ್ತೇವೆ, ಇಲ್ಲದವುದಿಲ್ಲ. ಆ ರೀತಿ ಅಂದರೆ ವೇದಗಳ ಒಂದು ಪ್ಲೇಸ್ ಏನಂದರೆ ಅದು ಅಬ್ಸಲ್ಯೂಟ್ ಅಲ್ಲ, ಅದಕ್ಕೂ ಒಂದು ಮಹತ್ವ ಇದೆ ಅಷ್ಟೇ ಹೊರತು ಅದೇ ಫೈನಲ್ ಅಲ್ಲ. ಈ ಒಂದು ಧೋರಣೆ ವೇದದಲ್ಲಿ ಹೇಳೋದನ್ನು ಒಪ್ತೇವೆ, ನಾವು ಹೇಳೋದಕ್ಕೆ ಅನುಗುಣವಾಗಿದ್ದರೆ ಮಾತ್ರ ಅಷ್ಟೇ, ನಾವು ಹೇಳೋದಕ್ಕೆ ಟ್ಯಾಲಿ ಆದರೆ ಒಪ್ತೇವೆ, ಇಲ್ಲದೋದ್ರಿಲ್ಲ. ಅವ್ರು ಹಾಗಲ್ಲ, ಒಪ್ಪೋದೇ ಇಲ್ಲ ಅಂತ ಅವರು, ನಾವು ಒಪ್ತೇವೆ ಎಷ್ಟು ಸಾಧ್ಯ ಆಗತ್ತೆ ಒಪ್ತೇವೆ, ಅದು ಹೇಳಿದ್ದನ್ನೇ ಕೇಳಬೇಕು ಅಂದರೆ ನಿಯಮ ಇಲ್ಲ, ಕಾನೂನು ಪಾಲನೆ ಮಾಡ್ತೇವೆ ನಮ್ಮ ಅನುಕೂಲವಾಗಿದ್ದರೆ ಅಂದರೆ ಹಾಗೂ ಹಾಗೆ, ಅವರಿಗೆ ಆಗಿದ್ದೇನು ನಮ್ಮ ಅನುಕೂಲನೇ ದೊಡ್ಡದಾಗಿ. ಆ ರೀತಿ ಮಾಡ್ಕೊಂಡು ಬಂದು ಸಾಂಖ್ಯ ಮತ ಯೋಗ ಮತ ನ್ಯಾಯ ಮತ ವೈಶೇಷಿಕ ಮತ, ಸಾಂಖ್ಯ ಮತದಲ್ಲಿ ಬಹಳ ಮುಖ್ಯವಾಗಿ ಪ್ರಕೃತಿ ಪುರುಷಾದ್ಯವನ್ನು ಒಪ್ಪಿಟ್ಬಿಡ್ತಾರೆ, ಪ್ರಕೃತಿ ಪುರುಷ ಇಬ್ಬರು ಕೂಡ ಮ್ಯೂಚುವಲಿ ಡಿಪೆಂಡೆಂಟ್, ಅವರು ಪ್ರಕೃತಿ ಮೇಲೆ ಪುರುಷ ಅವಲಂಬಿಸಿದ್ದಾನೆ, ಪುರುಷರ ಮೇಲೆ ಪ್ರಕೃತಿ ಅವಲಂಬಿಸಿದೆ ಅಂಥೇಳಿ ಅವರು ಕಲ್ಪನೆ ಮಾಡ್ತಾ ಹೋಗ್ತಾರೆ. ಯೋಗ ಮತದಲ್ಲಿ ಯೋಗವನ್ನು ಪತಂಜಲಿ ಯೋಗ ಅಂತ ಹೇಳ್ತೇವಲ್ಲ, ಯೋಗ ಮತ ಒಂದು ಸೇರಿಕೊಂಡು ಇವತ್ತು ಆಧುನಿಕ ಯೋಗ ಮಾಡ್ತೀವಿ ಅಂತಾರಲ್ಲ, ಹೆಚ್ಚಾನೆ ಪತಂಜಲಿ ಯೋಗವನ್ನೇ ಫಾಲೋ ಮಾಡೋದು. ಆದರೆ ಪತಂಜಲಿ ಯೋಗ ನಮ್ಮ ವೈದಿಕ ಯೋಗ ಅಲ್ಲ, ಅದು ಪರಿಶುದ್ಧವಾದ ವೈದಿಕ ಯೋಗ ಅಲ್ಲ. ಕೆಲವು ನಮ್ಮ ವೈದಿಕ ಯೋಗದ ಕಾಪಿ ಮಾಡಿರೋದ್ರಿಂದ ಕೆಲವು ಗ್ರಾಹ್ಯ, ಆದರೆ ಬೇಸಿಕಲಿ ಅದು ಶುದ್ಧವಾದಂಥ ವೈದಿಕ ಮತದ ಯೋಗ ಅಲ್ಲ. ಆಮೇಲೆ ನ್ಯಾಯ ವೈಶೇಷಿಕ, ನ್ಯಾಯಮತ ವೈಶೇಷಿಕ ಮತ ಎರಡೂ ಕೂಡ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಇದ್ದ ಹಾಗೆ, ಸಾಂಖ್ಯ ಯೋಗಗಳು ಹಾಗೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಹೊರತು ಎರಡೂ ಒಂದೇ, ಇವು ಹಾಗೆ ಸ್ವಲ್ಪ ವ್ಯತ್ಯಾಸ ಎರಡೂ ಒಂದೇ. ನ್ಯಾಯ ವೈಶೇಷಿಕ ಅವ್ರ ಮೇನ್ ಕಾನ್ಸೆಪ್ಟ್ ಏನು ಅಂದರೆ ರೀಸನಿಂಗ್, ಯುಕ್ತಿ ಫೈನಲ್, ಅದಕ್ಕೆ ಅನುಕೂಲವಾಗಿದ್ದರೆ ಶಾಸ್ತ್ರ ಒಪ್ತೇವೆ. ಈ ರೀತಿ ಮಾಡಿಕೊಂಡು ನ್ಯಾಯ ವೈಶೇಷಿಕ ಮತ ರೂಢಿಗೆ ಬಂತು. ಆದರೆ ಅನಂತರ ಬಂದಿದ್ದು ವೈದಿಕ ಶುದ್ಧ ವೈದಿಕ ಮತಗಳು ಎರಡು, ಒಂದು ಪೂರ್ವಮೀಮಾಂಸ ಒಂದು ಉತ್ತರ ಮೀಮಾಂಸ, ವೇದಕ್ಕೆ ಹೆಚ್ಚು ಮಹತ್ವ ಕೊಡ್ತಕ್ಕಂತಹ ಮತಗಳಿವೆ. ನಮ್ಮ ಪ್ರತ್ಯಕ್ಷಕ್ಕಿಂತ ಅನುಮಾನಕ್ಕಿಂತ ವೇದಗಳು ಭಾರಿ ದೊಡ್ಡದು ಅಂತ ಹೇಳ್ತಕ್ಕಂಥ ಮತಗಳು ಪೂರ್ವಮೀಮಾಂಸ ಮತ್ತು ಉತ್ತರ ಮೀಮಾಂಸ. ಅವ್ರ ವಿಚಾರ ಏನಿದ್ರು ಕೂಡ ವೇದವನ್ನು ಬೇಸ್ ಮಾಡಿಕೊಂಡು ಮಾಡೋ ವಿಚಾರಗಳು. ಆ ಪೂರ್ವಮೀಮಾಂಸ ಮತದ ಒಂದು ಲಿಮಿಟೇಷನ್ ಏನು ಅಂದರೆ ಅವರು ಮೋಕ್ಷದವರಿಗೂ ಯೋಚನೆ ಮಾಡೋದಿಲ್ಲ, ಸ್ವರ್ಗ ನಮಗೆ ಸಾಕು, ಸ್ವರ್ಗ ಸಾಕು, ಅದಕ್ಕೋಸ್ಕರ ಸಾಧನೆ ಅಂದರೆ ಕರ್ಮ ಮಾಡ್ತೇವೆ ಅಷ್ಟೆ, ಜ್ಞಾನ ಪ್ರಧಾನ ಅಲ್ಲ, ಕರ್ಮ ಪ್ರಧಾನವಾದ ಜೀವನ, ಮೋಕ್ಷದ ಗುರಿ ಇಲ್ಲ, ಸ್ವರ್ಗದ ಗುರಿ ಅವರದು. ಈ ರೀತಿಯಾದ ಮತಗಳೆಲ್ಲ ಮುಖ್ಯವಾಗಿ ಪೂರ್ವಮೀಮಾಂಸ ಮತ ಆ ರೀತಿಯಾಗಿ ರೂಢಿಗೆ ಬಂತು. ಪೂರ್ವಮೀಮಾಂಸ ಮತಲು ವೇದ ಮೂಲವಾದರೂ ಕೂಡ ಅವರನ್ನು ವೇದಾರ್ಥಕ್ಕೋಸ್ಕರ ಅಡಾಪ್ಟ್ ಮಾಡಿಕೊಂಡ ಸೂತ್ರಗಳಿಗೆ ಜೈಮಿನಿ ಸೂತ್ರಗಳು ಅಂತ ಕರೀತಾರೆ. ಆಕ್ಚುಲಿ ಜೈಮಿನಿ ಸೂತ್ರಗಳು ಮೂಲತಃ ವ್ಯಾಸಸೂತ್ರಗಳ ಒಂದು ಭಾಗನೇ, ಅಂದರೆ ಅದಕ್ಕೆ ಟ್ಯಾಲಿ ಆಗೋದೇನೆ. ಬಟ್ ಅವರೇನು ಮಾಡಿದ್ರು, ಬೇರೆ ಮಾಡ್ಕೊಂಡ್ಬಿಟ್ಟು ಜೈಮಿನಿ ಸೂತ್ರಗಳು ಅಂತ ಬೇರೆ, ಅವು ವ್ಯಾಸಮತಕ್ಕೆ ಅನುಕೂಲವಾದದ್ದಲ್ಲ. ನಾವು ವೇದ ಮಂತ್ರಗಳಿಂದ ಯಜ್ಞಯಾಗಗಳನ್ನೇ ಮಾಡೋಣ, ವೇದ ಮಂತ್ರಗಳನ್ನು ಹೇಳೋಣ, ಯಜ್ಞಯಾಗಗಳನ್ನು ಮಾಡೋಣ. ದೇವರು ಅಂತಿಲ್ಲ, ಅವರು ದೇವ್ರನ್ನ ಒಪ್ಪೋದಿಲ್ಲ. ನಾವು ಮಾಡ್ತಕ್ಕಂಥ ಕರ್ಮನೇ ಫಲ ಕೊಡುತ್ತೆ, ಇನ್ನು ಮಾಡ್ತಕ್ಕಂಥ ಕರ್ಮ ಫಲ ಕೊಡುತ್ತೆ. ಆದ್ದರಿಂದ ವೇದದ ಮಂತ್ರಗಳನ್ನು ಕಲಿಯೋದು, ಯಜ್ಞಯಾಗಗಳನ್ನು ಮಾಡೋದು, ಮತ್ತು ಸ್ವರ್ಗ ಸಂಪಾದನೆ ಮಾಡೋದು, ಮತ್ತೆ ವಾಪಸ್ ಬಂದರೆ ಮತ್ತೆ ಮಾಡೋದು, ಮತ್ತೆ ಹೋಗೋದಿಷ್ಟೇ. ಇದು ಅವರು ಭೀಮಾ ಪೂರ್ವಾಂಶ ಮತದ ಒಂದು ಸಾರಾಂಶ. ನಮಗದೆಲ್ಲ ಮುಖ್ಯ ಅಲ್ಲ ಇವತ್ತು. ಮುಖ್ಯ ಆಗಿರೋದೀಗ ಮೂರು ದರ್ಶನಗಳು. ಈ ಮೂರು ದರ್ಶನ ಯಾವುದರಲ್ಲಿ ಬರುತ್ತೆ ಅಂದರೆ ಉತ್ತರ ಮೀಮಾಂಸಾ ಅಂತ ಇನ್ನೊಂದು ಭಾಗ ಇದೆ, ಅದರಲ್ಲಿ ಮೂರು ದರ್ಶನ ಬರುತ್ತೆ. ಉತ್ತರ ಮೀಮಾಂಸದಲ್ಲಿ ಅದ್ವೈತ, ವಿಶಿಷ್ಟ ಅದ್ವೈತ, ದ್ವೈತ. ಹೇಳಬೇಕಾದ್ರೆ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತ ಹೇಳ್ತೇವೆ. ಯಾಕೆ ದ್ವೈತ ಮಿನಿಮಮ್ ಮೊದಲಿರೋದು, ಅದ್ವೈತ ಮೂರಕ್ಷರ, ವಿಶಿಷ್ಟ ಆಯ್ತ ಇದು ಸ್ವಲ್ಪ ಪದ್ಯ. ಆನೆ ಕುದುರೆ ಅಂತ, ಕುದುರೆ ಆನೆ ಅಂತ ಹೇಳೋದಿಲ್ಲ. ಆನೆ ಕುದುರೆ ಅಂತ ಯಾತಕ್ಕಂತೇವೆ ಅಂದರೆ ಆನೆ ಎರಡಕ್ಷರದ ಪದ, ಕುದುರೆ ಮೂರಕ್ಷರದ ಪದ. ಯಾವುದೇ ಭಾಷೆಯಲ್ಲಿ ಹೋದರೂ ಕೂಡ ಕಡಿಮೆ ಅಕ್ಷರದ ಮೊದಲು ಹೇಳಿ ಹೆಚ್ಚು ಆಮೇಲೆ ಹೇಳೋದು ಪದ್ಧತಿ ಆ ಪದದಲ್ಲಿ. ಇನ್ನೊಂದು ಕಡೆಗೆ ಅದ್ವೈತ ಅನ್ನೋ ಪದ ಅರ್ಥ ಆಗೋದು ದ್ವೈತ ಆದರೆ ಅದ್ವೈತ, ಇದು ಪಾಸಿಟಿವ್ ನೆಗೆಟಿವ್ ಫಾರಂ. ಆದ್ದರಿಂದ ಭಾವ ಅಭಾವ, ಅಭಾವ ಭಾವ ಅಂತ ಯಾರು ಅಂದ್ರೆ ದ್ವೈತ ಅದ್ವೈತ ಅಂತ ಹೇಳೋದ್ರಿಂದ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಮೂರು. ಉತ್ತರ ಮೀಮಾಂಸ ಅಂದರೆ ಏನು? ವೇದಗಳನ್ನು ಒಪ್ಪಿ ವೇದದ ಅರ್ಥಕ್ಕೆ ಬ್ರಹ್ಮಸೂತ್ರಗಳು ಅಲ್ಟಿಮೇಟ್ ಅಂತ ತಿಳ್ಕೊಂಡ್ರೆ ಅದು ಉತ್ತರ ಮೀಮಾಂಸ. ವೇದಗಳನ್ನು ಒಪ್ಪಿ ಜೈಮಿನಿ ಸೂತ್ರ ಒಪ್ಪಿದರೆ ಅದು ಪೂರ್ವ ಮೀಮಾಂಸ. ವೇದಗಳನ್ನು ಒಪ್ಪಿ ಬ್ರಹ್ಮಸೂತ್ರಗಳನ್ನು ಒಪ್ಪಿದಾಗ ಅದು ಉತ್ತರ ಮೀಮಾಂಸ. ಅದಕ್ಕೆ ಬ್ರಹ್ಮಸೂತ್ರಗಳೇ ಉತ್ತರ ಮೀಮಾಂಸಾ ಸೂತ್ರಗಳು ಅಂತಲೇ ಹೆಸರು. ಉತ್ತರ ಅಂದರೆ ಏನು? ಮೇಲ್ನೋಟಕ್ಕೆ ಇವೆಲ್ಲ. ಈ ಪೂರ್ವಭಾಗ ಅಂತ ಹೇಳಿದರೆ ಮಂತ್ರ, ಬ್ರಾಹ್ಮಣ, ಆರಣ್ಯಕ ಭಾಗಗಳು ಪೂರ್ವಭಾಗಗಳು. ಉಪನಿಷತ್ ಭಾಗ ಉತ್ತರ ಭಾಗ, ಅದನ್ನು ಬೇಸ್ ಮಾಡಿದ್ದು ಉತ್ತರ ಮೀಮಾಂಸ ಅಂತ ಹೆಸರಿಟ್ಕೊಂಡು. ಆ್ಯಕ್ಚುಲಿ ಇವೆಲ್ಲ ಹೇಳ್ತಿರೋದು ಏನು ಗೊತ್ತಾ? ಲೋಕದೃಷ್ಟಿಯಲ್ಲಿ ವಿಮರ್ಶೆ ಮಾಡಿದ ರೀತಿಗಳಷ್ಟೇ. ಆ್ಯಕ್ಚುಲಿ ಹೇಳೋದಾದ್ರೆ ಸಿದ್ಧಾಂತ ಅಂದರೆ ವೇದ ಸಿದ್ಧಾಂತನೇ ಸಿದ್ಧಾಂತ, ಉಳಿದು ನಾವು ಕೌಂಟೇ ಮಾಡೋದಿಲ್ಲ. ಲೋಕದಲ್ಲಿ ಕ್ಲಾಸಿಫಿಕೇಶನ್ ಇಂಡಿಯಾ ಹಿಸ್ಟರಿ ಆಫ್ ಇಂಡಿಯನ್ ಫಿಲಾಸಫಿ ಅಂದರೆ ಹೀಗೆಲ್ಲ ಬರೀತಾರೆ, ಆ ರೀತಿಯಲ್ಲಿ ಹೇಳಿದ್ದಷ್ಟೇ. ನಿಜವಾಗಲೂ ಕೂಡ ವೈದಿಕ ಮತರೂ ಆಗಿರಬೇಕು, ಆ ಬ್ರಹ್ಮಸೂತ್ರಗಳ ಮೇಲೆ ಬೇಸಾಗಿರಬೇಕು. ಹಾಗಿದ್ರೆ ಮಾತ್ರ ಅದು ಸಿದ್ಧಾಂತ, ಇಲ್ಲದ್ರೆ ಸಿದ್ಧಾಂತ ಅಂತ ಕರೆಯೋದೇ ಇಲ್ಲ. ಈ ಬ್ರಹ್ಮಸೂತ್ರಗಳೇನು ಬಂತಲ್ಲ, ವೇದವನ್ನು ಒಪ್ಪಬೇಕು, ಬ್ರಹ್ಮಸೂತ್ರಗಳ ಆಧಾರದ ಮೇಲೆ ವೇದಾರ್ಥವನ್ನು ತಿಳಿಬೇಕು, ಅದು ಸರಿಯಾದ ಶಾಸ್ತ್ರ. ಇಷ್ಟು ಒಪ್ಪಿಕೊಂಡಾಗ ಬ್ರಹ್ಮಸೂತ್ರಗಳ ಅರ್ಥ ಏನು ಅಂತ ಗೊತ್ತಾಗಬೇಕು. ಬ್ರಹ್ಮಸೂತ್ರಗಳ ಅರ್ಥ ಗೊತ್ತಾದರೆ ಉಳಿದೆಲ್ಲ ಗೊತ್ತಾದಾಗ ಲೆಕ್ಕ. ಅದಕ್ಕೆ ಭಾಷೆಗಳು ಬಂದವು, ಭಾಷೆಗಳು 21 ಭಾಷೆಗಳು ಬಂದವು. ಫಸ್ಟ್ 21 ಭಾಷೆಗಳು ಬಂದವು. 22ನೇದಾಗಿ ಬದ್ಧ ಭಾಷ್ಯ ಬಂತು. ಆ 21 ಭಾಷೆಗಳೇನಿವೆಯಲ್ಲ ಅದರಲ್ಲಿ ಇವತ್ತು 21ರ ಹೆಸರು ಉಳ್ಕೊಂಡಿವೆ ಹೊರತು 21 ಸಿಗೋದಿಲ್ಲ. ಪ್ರಧಾನವಾಗಿ ಸಿಗೋದು ಅದರಲ್ಲಿ ಮೂರೇ, ಭಾಸ್ಕರ ಭಾಷ್ಯ, ಶಂಕರ ಭಾಷ್ಯ, ರಾಮಾನುಜ ಭಾಷ್ಯ ಮೂರೇ. ಉಳಿದ ಭಾಷೆಗಳ ಹೆಸರು ಉಳ್ಕೊಂಡಿದೆ, ಭಾಷೆಕಾರರು ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದರಲ್ಲಿ. ಅಷ್ಟೇ, ಅದು ಉಳಿಸಿದ್ದು ಕೂಡ ನಮ್ಮವರೇ. ನಾರಾಯಣ ಪಂಡಿತಾಚಾರ್ಯ ಉಲ್ಲೇಖ ಮಾಡಿದ್ದಕ್ಕೆ 21 ಭಾಷೆ ಏನಿತ್ತು ಅಂತ ಗೊತ್ತಾಯ್ತು ಅಷ್ಟೇ. ಆದರೆ ಅವೆಲ್ಲ ಹೋಗ್ಲಿಕ್ಕೆ ಏನು ಕಾರಣ ಅಂದರೆ ಅವಿಷ್ಟು ಕೂಡ ಈ ಎರಡಲ್ಲೇ ಸೇರಿಬಿಡುತ್ತೆ, ದ್ವೈತ ಅದ್ವೈತಲ್ಲೇ ಸೇರಿಬಿಡೋದ್ರಿಂದ ಹೊಸ್ದಾಗಿ ಏನಿಲ್ಲದವಾದ ಪುಸ್ತಕ ಉಳಿಯೋದಿಲ್ಲ. ಆ ರೀತಿ ಆಯ್ತು ಅಷ್ಟೇ. ಉಳ್ಕೊಂಡಿದ್ದು ಶಂಕರ ಭಾಷ್ಯ, ರಾಮಾನುಜ ಭಾಷ್ಯ, ಸ್ವಲ್ಪ ಹಿಂದಿದ್ದು ಭಾಸ್ಕರ ಭಾಷ್ಯ ಅಷ್ಟೇ. ಅದು ಪ್ರಧಾನ ಉಳ್ಕೊಂಡಿದ್ದು ಎರಡೇ, ಭಾಸ್ಕರ ಮತ ಫಾಲೋಯರ್ಸ್ ಇಲ್ಲ ಇವತ್ತು. ಶಂಕರ ಭಾಷ್ಯ ಶಂಕರ ಮತಕ್ಕೆ ರಾಮಾನುಜ ಮತಕ್ಕೆ ಮಾತ್ರ ಒಳ್ಳೆ ಫಾಲೋಯರ್ಸ್ ಇದ್ದಾರೆ. ಆ ದೃಷ್ಟಿಯಲ್ಲಿ ಮೂರು ವರ್ಷ ಮಾಡಿದರೆ ಸಾಕಾಗಿ. ಬ್ರಹ್ಮಸೂತ್ರಗಳು ಅದ್ವೈತವನ್ನೇ ಹೇಳುತ್ತೆ ಅಂತ ಹೇಳಿದ ಮತ ಅದ್ವೈತ ಮತ ಆಯಿತು. ಬ್ರಹ್ಮಸೂತ್ರಗಳು ವಿಶಿಷ್ಟಾದ್ವೈತವನ್ನೇ ಅಂತ ಹೇಳಿದಾಗ ಅದು ವಿಶಿಷ್ಟಾದ್ವೈತ ಮತ ಆಯಿತು. ದ್ವೈತವನ್ನೇ ಅಂತ ಹೇಳಿದಾಗ ಅದು ದ್ವೈತ ಮತ ಆಯಿತು. ಹೀಗೆ ಒಟ್ಟಿನ ಮೇಲೆ ಎಲ್ಲಿ ಉಳ್ಕೊಂಡಿತು ಅಂದರೆ ಬ್ರಹ್ಮಸೂತ್ರಗಳ ಅರ್ಥ ಏನು ಅದರ ಮೇಲೆ ಮತದ ಎಂಟೈರ್ ಫೌಂಡೇಶನ್ ಅಂದರೆ ಬ್ರಹ್ಮಸೂತ್ರಗಳೇ. ಇದು ಸಾಮಾನ್ಯವಾದ ಪರಿಚಯ. ಈ ಮತಗಳಲ್ಲಿ ಕಾಲಕ್ರಮದಲ್ಲಿ ಮೊದಲು ಬಂದಿದ್ದು ಲೋಕದೃಷ್ಟಿಯೊಳಗೆ ಅದ್ವೈತ ಮತ 9ನೇ ಶತಮಾನದ್ದು, ಅನಂತರ ವಿಶಿಷ್ಟಾದ್ವೈತ ಮತ 11ನೇ ಶತಮಾನದ್ದು, ಅನಂತರ ನಮ್ಮ ಮಧ್ವ ಮತ ಅದು 13ನೇ ಶತಮಾನದ್ದು. ಹೀಗೆ ಕಾಲಕ್ರಮದ ಕ್ರಮ ಇತ್ತು. ಆದರೆ ಆಚಾರ್ಯ ಹೇಳುತ್ತಾರೆ ಈ ಕಾಲಕ್ರಮ ಎಂಬುದು ಒಂದು ಹಂತದಲ್ಲಿ ಕರೆಕ್ಟೇ ಹೊರತು ಎಲ್ಲ ಮತಗಳು ಎಲ್ಲ ಕಾಲದಲ್ಲೂ ಇರುತ್ತೆ ಅಂತ ಹೇಳ್ತಾರೆ. ಅನಾದಿ ಕಾಲತೋ ವೃತ್ತಾಹ ಸಮಯಾಹಿ ಪ್ರವಾಹತ. ನ್ಯೂಟನ್ಸ್ ಲಾ ಎಂಬುದು ನ್ಯೂಟನ್ ಬಂದಮೇಲೆ ಬರಲಿಲ್ಲ, ನ್ಯೂಟನ್ ಯಾವಾಗಲೂ ಇತ್ತು, ಡಿಸ್ಕವರ್ ಮಾಡಿದ್ದಷ್ಟೇ. ಇವತ್ತು ಸೈಂಟಿಫಿಕ್ ಲಾ ಅಂತ ಏನು ಕರಿತೇವೆ, ಯಾವ ಸೈಂಟಿಸ್ಟ್ ಕೂಡ ಲಾ ಕ್ರಿಯೇಟ್ ಮಾಡಿದವರಲ್ಲ, ಲಾ ಅರ್ಥ ಮಾಡಿಕೊಂಡವರು, ಕ್ರಿಯೇಟ್ ಮಾಡಿದವರಲ್ಲ. ಸೊ ಅದ್ವೈತ ಮತದ ಕಾನ್ಸೆಪ್ಟ್ ಅನ್ನೇ ಎಲ್ಲ ಕಾಲಕ್ಕೂ ನಂಬಿದ ಜನ ಒಂದಿದ್ದೇ ಇರ್ತಾರೆ, ವಿಶಿಷ್ಟಾದ್ವೈತ ನಂಬಿದ ಜನಗಳು ಇರ್ತಾರೆ, ದ್ವೈತ ಮತವನ್ನು ನಂಬಿದವರು ಇರ್ತಾರೆ. ಆದರೆ ಇವತ್ತಿನ ನಮ್ಮ ಕಲಿಯುಗದಲ್ಲಿ ನೋನ್ ಸೋರ್ಸಸ್ ಪ್ರಕಾರ ಹಿಸ್ಟಾರಿಕಲಿ ಅದ್ವೈತದ ಸ್ಟೇಚರು ಅದು, ಆಮೇಲೆ ವಿಶಿಷ್ಟಾದ್ವೈತ, ಆಮೇಲೆ ಅದ್ವೈತ. ಇದು ಅವಳ ಕಾಲಕ್ರಮದ ಪರಿಚಯ. ಇನ್ನು ಅದ್ವೈತ ಮತದ ಮೂಲತಃ ಯಾರಿಂದ ಪ್ರಸಾರವಾಯಿತು ಅಂತ ಪ್ರಶ್ನೆ. ಅದಕ್ಕೆ ಎಲ್ಲರೂ ಹೇಳೋದೇನು, ನಾವೆಲ್ಲ ಮತ ಬಾದರಾಯಣರಿಂದ ಬಂತು ಅಂತ ಎಲ್ಲರ ಪದ್ಧತಿ. ಅದು ಬಾದರಾಯಣರೇ ಹೇಳಿದರು, ಶುಕಮುನಿಗಳೇ ಹೇಳಿದರು ಅಂತ ಹೇಳೋದು ಪದ್ಧತಿ. ಅದನ್ನೆಲ್ಲ ಬಿಟ್ಟುಬಿಡೋಣ. ಅದರಲ್ಲಿ ಆ್ಯಕ್ಚುಲಿ ಲೌಕಿಕವಾಗಿ ಬಂದಿದ್ದು ಎಲ್ಲಿಂದ ಅಂತ ಕೇಳಿದರೆ, ಶಂಕರಾಚಾರ್ಯಗಿಂತ ಮುಂಚೆ ಇಬ್ಬರು ಹಿಂದೆ ಬಹಳ ಪ್ರಸಿದ್ಧರಾದವರಿದ್ದರು. ಒಬ್ಬರು ಗೌಡಪಾದಾಚಾರ್ಯರು ಅಂತ ಹೇಳಿ, ಇನ್ನೊಬ್ಬರು ಗೋವಿಂದ ಭಗವತ್ಪಾದಾಚಾರ್ಯರು ಅಂತೇಳಿ. ಅವರಿಬ್ಬರು ಅದ್ವೈತದ ನೋನ್ ಫೌಂಡರ್ಸ್ ಅಂದ್ರೆ ಅವರಿಬ್ಬರು ಕೂಡ ಶಂಕರಾಚಾರ್ಯ ಮುಂದೆ ಅದನ್ನು ಡೆವಲಪ್ ಮಾಡಿದರು. ಬ್ರಹ್ಮಸೂತ್ರಗಳಿಗೆ ಅವರಿಬ್ಬರು ಭಾಷೆಗಳು ಸಿಗೋದಿಲ್ಲ, ಗೌಡಪಾದ ಭಾಷ್ಯ ಅಂತ ಬ್ರಹ್ಮಸೂತ್ರಗಳಿಗಿಲ್ಲ, ಅದೇ ರೀತಿಯಲ್ಲಿ ಗೋವಿಂದ ಭಗವತ್ಪಾದಕೃತ ಭಾಷ್ಯ ಅಂತ ಇಲ್ಲ, ಆದರೆ ಶಂಕರ ಭಾಷೆ ಇದೆ. ಅದಕ್ಕೆ ಅವರಿಗೆ ಮಹತ್ವ ಬಂತು. ಎಸೆನ್ಸ್ ಎಲ್ಲ ಗೌಡಪಾದಾಚಾರ್ಯದ ಅವರದೇನೆ, ಆದರೆ ಬ್ರಹ್ಮಸೂತ್ರ ಭಾಷ್ಯ ಬರೆಯುವ ಮೂಲಕವಾಗಿ ಅದ್ವೈತ ರೂಪ ಕೊಟ್ಟವರು ಶಂಕರಾಚಾರ್ಯ. ಆದ್ದರಿಂದ ಅದ್ವೈತ ಮತದ ಆಚಾರ್ಯರಂದ್ರೆ ಅವರ ಹೆಸರೇ ಮೊದಲು ಹೇಳ್ತಾರೆ, ಕಾರಣ ಅವರನ್ನು ಫಾರಂ ಕೊಟ್ಟಿದ್ದರು. ಇನ್ನು ಗೌಡಪಾದಾಚಾರ್ಯರು, ಆಮೇಲೆ ಗೋವಿಂದ ಭಗವತ್ಪಾದಾಚಾರ್ಯರು ಅಥವಾ ಶಂಕರಾಚಾರ್ಯರು, ಮೂರು ಜನಗಳಿಂದ ಬೆಳೆದು ಬಂದಿದ್ದಕ್ಕೆ ಬ್ಯಾಕ್ಗ್ರೌಂಡ್ ಹಿಂದೆ ಏನಾಗಿತ್ತು ಅಂದರೆ, ಮೀಮಾಂಸಕರಲ್ಲಿ ಕುಮಾರಿಲ ಭಟ್ಟರು ಅಂತಿದ್ದರು. ಕುಮಾರಿಲ ಭಟ್ಟರು ಬಹಳ ಪ್ರಸಿದ್ಧ, ಅವ್ರ ಬಗ್ಗೆ ಒಂದು ಕ್ರೆಡಿಟ್ ಇದೆ, ಅದು ಸುಮ್ಮನೆ ಹಿಸ್ಟಾರಿಕಲ್ ಇಂಟ್ರೆಸ್ಟ್ಗೋಸ್ಕರ ಹೇಳೋದಷ್ಟೇ. ಬೌದ್ಧ ಮತ ಬಹಳ ಡಾಮಿನೇಟ್ ಆಗಿದ್ದ ಕಾಲ, ಆ ಕಾಲಕ್ಕೆ ವೇದಗಳ ಮಹತ್ವವನ್ನು ಮತ್ತೊಮ್ಮೆ ತಿಳಿಸಿ ವೈದಿಕ ಮಾರ್ಗಕ್ಕೆ ಬಹಳಷ್ಟು ಪ್ರಚಾರ ಕೊಟ್ಟವರು ಅಂದರೆ ಕುಮಾರಿಲ ಭಟ್ಟರು. ಆದರೆ ಸಾಮಾನ್ಯ ಜನ ಎಂದುಕೊಂಡಿದ್ದಾರೆ, ಯಾಕೆಂದರೆ ಶಂಕರಾಚಾರ್ಯ ಮಾಡಿದ್ದರೆ ಪ್ರಸಿದ್ಧಿ ಬಂದಿರೋದು. ಹಿಸ್ಟಾರಿಕಲಿ ಮಾಡಿದ್ದು ಭಟ್ಟ ಮೀಮಾಂಸಕರಾಗಿ ಕುಮಾರಿಲ ಭಟ್ಟರು ಮಾಡಿದ್ದೆ ಹೊರತು ಇವರು ಮಾಡಿದ್ದಲ್ಲ. ಆದರೆ ಇವ್ರ ಕಾಂಟ್ರಿಬ್ಯೂಷನ್ ಕಂಟಿನ್ಯೂ ಆಯಿತು, ಅದು ಕರೆಕ್ಟ್. ಬೇಸಿಕ್ ಎಫರ್ಟ್ಸ್ ಎಲ್ಲ ಮಾಡಿದ್ದು ಕುಮಾರಿಲ ಭಟ್ಟ. ಮುಂದೆ ಈ ಮೂರು ಜನಗಳಿಂದ ಬಂದ ಅದ್ವೈತ ಮತದಲ್ಲಿ ಶಂಕರಾಚಾರ್ಯ ಫಾಲೋಯರ್ಸ್ ಆಗಿ ಈ ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು, ಅನಂತರ ತುಂಬ ಜನಗಳು ಬಂದು ಅದು ಬೆಳೀತಾ ಬಂತು. ಅನಂತರದ ಹಿಸ್ಟ್ರಿ ಹೇಗೆ ಗುರುತಿಸ್ತಾರೆ ಅಂತ ಕೇಳಿದರೆ, ಬ್ರಹ್ಮಸೂತ್ರ ಭಾಷ್ಯ ಬರೆದ್ರಲ್ಲ, ಅದು ಟೀಕೆ ಯಾರು ಬರೆದರು, ಟಿಪ್ಪಣಿ ಯಾರು ಬರೆದ್ರು ಅನ್ನೋದ್ರೆ ಮತ್ತೆ ಹಿಸ್ಟ್ರಿ ಶುರುವಾಗಲಿ. ಟೀಕಾ ಟಿಪ್ಪಣಿಗಳ ಹಿಸ್ಟ್ರಿ ಒಂದು ಪರಿಚಯನೇ, ಮತ್ತು ಹಿಸ್ಟ್ರಿ ಕೂಡ ಹೌದು. ಶಂಕರ ಮತಕ್ಕೆ ಮೂಲಭೂತವಾಗಿ ಶಂಕರ ಭಾಷ್ಯ, ಶಂಕರಾಚಾರ್ಯ ಏನು ಮಾಡಿದರು, ಪ್ರಸ್ಥಾನತ್ರಯ ಅಂತ ಒಂದು ಕಾನ್ಸೆಪ್ಟ್. ಬ್ರಹ್ಮಸೂತ್ರಗಳು, ಭಗವದ್ಗೀತಾ ಮತ್ತು ಉಪನಿಷತ್ತುಗಳು ಮೂರನ್ನು ಪ್ರಸ್ಥಾನತ್ರಯ ಅಂತ ಕರೆದು, ಆ ಮೂರು ಕೂಡ ಒಂದೇ ವಿಷಯವನ್ನು ಹೇಳುತ್ತೆ, ಪರಸ್ಪರ ಕಾಂಟ್ರಡಿಕ್ಷನ್ ಇಲ್ಲ ಅಂತ ಹೇಳಿ ಆ ಮೂರಕ್ಕೂ ಭಾಷ್ಯ ಬರೀಬೇಕು. ಶಂಕರಾಚಾರ್ಯ ಮೂರನ್ನೂ ಮಾಡಿದರು, ಬ್ರಹ್ಮಸೂತ್ರಗಳಿಗೂ ಭಾಷ್ಯ ಬರೆದರು, ಉಪನಿಷತ್ತುಗಳಿಗೂ ಬರೆದರು, ಮತ್ತು ಭಗವದ್ಗೀತೆಗೂ ಬರೆದರು. ಹೀಗಾಗಿ ಅದ್ವೈತ ಮತದ ಸಮಗ್ರ ಆಚಾರ್ಯ ಪದವಿಯನ್ನು ಶಂಕರಾಚಾರ್ಯರಿಗೆ ಮೀಸಲಾದಾಗಾಯ್ತು. ಹೆಚ್ಚು ಕಡೆ ಶಂಕರಾಚಾರ್ಯರ ಬಗ್ಗೆ ಒಂದು ಮಾತು ಹೇಳುತ್ತಾರೆ, ಅವರು ಹೆಚ್ಚು ದಿವಸ ಇರಲಿಲ್ಲ, 32 ವರ್ಷ ಮಾತ್ರ ಇದ್ದಿತ್ತು. ಅವರ ಮತದ ನಂಬಿಕೆಯ ಪ್ರಕಾರ 32 ವರ್ಷ ಮಾತ್ರ ಇತ್ತು. ಆದರೆ 32 ವರ್ಷದಲ್ಲೇ ಭಾರಿ ಬುದ್ಧಿವಂತ, ಭಾಳ ಪ್ರತಿಭಾವಂತರಾದ್ದರಿಂದ 8 ವರ್ಷ ಒಂದು ಹಂತ, 16 ವರ್ಷ ಒಂದು ಹಂತ, 32 ವರ್ಷ ಇನ್ನೊಂದು ಹಂತ. ಅದರಲ್ಲಿ ಓದಿದ್ದೆಲ್ಲ 12 ವರ್ಷಕ್ಕೆ ಒಳ್ಳೆ ಸ್ಟಡೀಸ್ ಎಲ್ಲ ಮುಗಿಸಿದ್ರು. ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಬರೆದರು. ಕೊನೆಗೆ 32ರಲ್ಲಿ ಮುನಿರಭ್ಯಗಾತ್ ಅಂತ ಹೇಳ್ತಾರೆ, ಮುನಿಯಾಗಿ ಹೊರಟು ಹೋಗಿಬಿಟ್ರು. ಸೊ ವೆರಿ ಶಾರ್ಟ್ ಲೈಫ್ ಇದ್ದಿತ್ತು, ಅದರಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ರು. ಮುಂದೆ ಅವರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನಗಳಾಗಿ ಬಹಳ ಮುಖ್ಯವಾಗಿ ಬಂದಿದ್ದು ಒಂದು ಪಂಚಪಾದಿಕ ಅಂತ ಒಂದು, ಇನ್ನೊಂದು ವಿವರಣ, ಪಂಚಪಾದಿಕ ವಿವರಣ ಅದಕ್ಕೆ, ಆಮೇಲೆ ಭಾಮತಿ. ಅದರಲ್ಲೂ ಕೂಡ ವಿವರಣಾ ಸ್ಕೂಲ್, ಭಾಮತಿ ಸ್ಕೂಲ್ ಅಂತ ಎರಡು ಭಾರಿ ಪ್ರಸಿದ್ಧವಾದವು. ಭಾಮತಿ ಅಂತ ಬರೆದು ವಾಚಸ್ಪತಿ ಮಿಶ್ರರು ಅಂತ ಹೇಳಿ ಈ ರೀತಿ ಪರಂಪರೆ ಮುಂದುವರಿತಾ ಬಂತು. ಅದರ ಮುಂದೆ ಪ್ರಸಿದ್ಧ ಆಚಾರ್ಯರಾಗಿ ಶ್ರೀಹರ್ಷ, ಆತ ನೈಷಧಚರಿತ ಅಂಥೇಳಿ ನಳದ ಮೇಂತೆಯರ ಕಥೆ ಬರೆದು ಮಹಾಕಾವ್ಯ ಬರೆದಿದ್ದಾರೆ. ಸಂಸ್ಕೃತ ಮಹಾಪಂಚಕಾವ್ಯ ಪಂಚ ಮಹಾಕಾವ್ಯಗಳಲ್ಲಿ ಅದು ಒಂದು. ಆತ ಕವಿ ಕಂ ಫಿಲಾಸಫರ್ ಎರಡೂ ಆಗಿದ್ದಿತ್ತು, ಒಳ್ಳೆ ಪಯಟ್ಟು ಫಿಲಾಸಫರ್. ಕವಿಯಾಗಿ ಹರ್ಷಚರಿತ್ರೆ ನೈಷದ ಚರಿತವನ್ನು ಬರೆದರೆ ಒಬ್ಬ ಅದ್ವೈತ ಮತದ ಒಳ್ಳೆಯ ಗ್ರಂಥ ಪ್ರಸಾರಕರಾಗಿ ಬರೆದಿದ್ದು ಖಂಡನ ಖಂಡಖಾದ್ಯ ಅಂತ ಹೆಸರು, ಖಂಡನ ಖಂಡಖಾದ್ಯ ಅಂತ ಹೆಸರು. ಅದರಿಂದ ಒಳ್ಳೆ ಹೆಸರು ಮಾಡಿದ್ದಾರೆ. ಮತ್ತೆ ಚಿತ್ಸುಕ ಅಂತ ಒಬ್ಬ, ಚಿತ್ಸುಕಾಚಾರ್ಯ ಅಂತೇಳಿ, ಆತಕ್ಕೆ ತತ್ವ ಪ್ರದೀಪಿಕ ಅಂತ ಗ್ರಂಥವನ್ನು ಬರೆದ, ತತ್ವ ಪ್ರದೀಪಿಕ. ಈ ರೀತಿ ಮುಂದೆ ಬೆಳೆದು ಬಂದು ಬಹಳ ದೊಡ್ಡವರಾಗಿ ಆಮೇಲೆ ಮುಂದೆ ಬಂದು ವಿದ್ಯಾರಣ್ಯರು ಬಂದರು. ಆ ಪಂಥದಲ್ಲಿ ವಿದ್ಯಾರಣ್ಯರು ಬಂದರು. ಅನಂತರದ ಕಾಲ ಇನ್ನೂ ಮುಂದುವರಿತಾ ಹೋದಂತೆ ಬಹಳ ಪ್ರಸಿದ್ಧವಾಗಿ ಬಂದ ವ್ಯಕ್ತಿ ಅದ್ವೈತ ಸಿದ್ಧಿ ಅಂತ ಬರೆದ ಮಧುಸೂದನ ಸರಸ್ವತಿ ಅಂತ ಹೇಳಿ ಬಹಳ ಒಳ್ಳೆ ಗ್ರಂಥಕಾರ. ಅದ್ವೈತ ಮತದ ಒಟ್ಟು ಅದ್ವೈತ ಸಿದ್ಧಿ, ಅದ್ವೈತವನ್ನು ಎಲ್ಲ ದೃಷ್ಟಿಯಿಂದ ಹೇಗೆ ನಾವು ಸಿಸ್ಟಮೆಟಿಕ್ ಪ್ರೆಸೆಂಟ್ ಮಾಡಬಹುದು ಅಂತ ಬರೆದ ಪುಸ್ತಕ ಅದ್ವೈತ ಸಿದ್ಧಿ. ಇದು ಅದ್ವೈತ ಮತದ ಪ್ರಧಾನ ಲೇಖಕರ ಬಗ್ಗೆ ಪರಿಚಯ. ಇದು ಇನ್ನು ಅದ್ವೈತದ ಮತದ ಮುಖ್ಯ ಸಿದ್ಧಾಂತ ಏನು ಅಂತ ಮುಖ್ಯ ಸಿದ್ಧಾಂತ ಏನು ನಮಗೆ ಸುಲಭ ಅವರೇ ಹೇಳ್ಕೊಬಿಡ್ತಾರೆ ಒಂದು ಮಾತನ್ನು. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ. ಕೋಟ್ಯಂತರ ಗ್ರಂಥಗಳಲ್ಲಿ ಏನು ಹೇಳಿದೆಯೋ ಅದು ಅರ್ಧ ಶ್ಲೋಕದಲ್ಲಿ ಹೇಳ್ತೇವೆ ಅಂತ ಹೇಳ್ತಾರೆ. ಅರ್ಧ ಶ್ಲೋಕದಲ್ಲಿ ಹೇಳ್ತೇವೆ ಏನದು, ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವ ನಾಪರಹ. ಇಷ್ಟೇ ಬ್ರಹ್ಮಸತ್ಯಂ, ಬ್ರಹ್ಮ ಒಂದೇ ಸತ್ಯ, ಒಂದು ಓನ್ಲಿ ರಿಯಲ್ ಥಿಂಗ್ ಅಂದರೆ ಬ್ರಹ್ಮ ಒಂದೇ. ಜಗನ್ಮಿಥ್ಯಾ, ಆ ಬ್ರಹ್ಮನ ಹೊರತು ಉಳಿದೆಲ್ಲ ಜಗತ್ತೆಲ್ಲ ಏನದು ಸುಳ್ಳು, ಜಗನ್ಮಿಥ್ಯಾ. ಮತ್ತು ಜೀವ ಇದ್ದಾನಲ್ಲಿ ಏನು ಮಾಡಬೇಕು ಅಂದರೆ ಜೀವೋ ಬ್ರಹ್ಮ ಇವ ನಾಪರಹ, ಜೀವನೇ ಬ್ರಹ್ಮ, ಜೀವ ಬೇರೆ ಅಲ್ಲ ಬ್ರಹ್ಮ ಬೇರೆ ಅಲ್ಲ. ಅದಕ್ಕೆ ಅದ್ವೈತ ಅಂತ ಹೆಸರಾಯ್ತು. ಈಗ ಅರ್ಥ ಆಯ್ತು, ಅದ್ವೈತ ಅಂದ್ರೇನು? ಭೇದ. ಅದ್ವೈತ ಅಂದರೆ ಭೇದವಿಲ್ಲದಿರುವಿಕೆ. ಯಾರಲ್ಲಿ ಭೇದ ಇಲ್ಲ ಅಂದರೆ ಜೀವ ಬ್ರಹ್ಮರಲ್ಲಿ ಭೇದ ಇಲ್ಲ. ಏಕೆ ಜೀವನೂ ಆತ್ಮ ಬ್ರಹ್ಮನೂ ಆತ್ಮ, ಅದು ಆತ್ಮೈಕ್ಯವಾದ ಅಂತ ಹೆಸರು. ಆತ್ಮ ಒಬ್ಬನೇ, ಆತ್ಮ ಒಬ್ಬನೇ, ಇಡೀ ಜಗತ್ತೆಲ್ಲ ಸುಳ್ಳು. ಅದ್ವೈತ ಮತವನ್ನು ಶಾರ್ಟಾಗಿ ತಿಳ್ಕೊಂಡಿರ್ಬೇಕು. ನಮ್ಮಲ್ಲಿ ಸಾಮಾನ್ಯವಾಗಿ ಅದ್ವೈತದ ಪರಿಚಯ ಎಷ್ಟಿರ್ತದೆ ಅಂದರೆ ಮಧ್ವಾಚಾರ್ಯರು ಬೈತಾರೆ ಅಷ್ಟೇ, ಇನ್ನೇನು ಇಲ್ಲ ಅದ್ರ ಪರಿಚಯ ಅಂದ್ರೆ ಇಷ್ಟೇ. ಅವ್ರ ಪರಿಚಯ ಇವ್ರು ಮಧ್ವಾಚಾರ್ಯ, ಇವರು ಬೈತಾರೆ ಇಷ್ಟೇ. ಅದರಿಂದ ಅವರವ್ರು ಬೈಕೋತಾ ಇರ್ತಾರೆ, ಮತ್ತು ಇವರವ್ರು ಮತ್ತೆ ಬೈಕೋತಾ ಇರ್ತಾರೆ. ಬೈಯೋದರಲ್ಲೇ ಕಳೆದುಕೊಳ್ತಾರೆ, ಏನೂ ಅಲ್ಲ, ನಡೆದಿದ್ದು ಇಷ್ಟೇ. ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ನಿರ್ಗುಣ ನೆನಪಿರಬೇಕು. ಬ್ರಹ್ಮ ನಿರ್ಗುಣ, ಅವನೊಬ್ಬರೇ ಸತ್ಯ. ಬ್ರಹ್ಮ ಅವಾಚ್ಯ, ಬ್ರಹ್ಮ ಅವಾಚ್ಯ, ಬ್ರಹ್ಮ ನಿರ್ಗುಣ, ಬ್ರಹ್ಮ ಒಂದೇ ಸತ್ಯ. ಇದು ಅದ್ವೈತದ ಬ್ರಹ್ಮತತ್ವದ ವೈವರಿಚ್ಛೆ. ಮತ್ತು ಜಗತ್ತು ಇವೆಲ್ಲ ಏನು ಜಗತ್ತು? ಜಗತ್ತು ಅಂದರೆ ಎರಡರ್ಥ, ಜೀವ ಅಂಡ ಜಗತ್ತು ಎರಡಿದೆ. ಆ ಜಗತ್ತಿನಲ್ಲಿ ಜಡ ಪದಾರ್ಥಗಳಿದೆ ಎಲ್ಲ ಸುಳ್ಳು, ಜಡ ಪದಾರ್ಥ ಎಲ್ಲ ಸುಳ್ಳು. ಚೇತನ ಪದಾರ್ಥ ಬ್ರಹ್ಮನೇ, ಬೇರೆ ಅಲ್ಲ. ಜೀವೋ ಬ್ರಹ್ಮ ಇವ ನಾಪರಹ. ಜಗನ್ಮಿಥ್ಯಾ ಶಬ್ದಕ್ಕೆ ಜಡ ಜಗತ್ತು ಅಂತ ಅರ್ಥ. ಜಡ ಜಗತ್ತೆಲ್ಲ ಸುಳ್ಳು, ಇವೆಲ್ಲ ಸುಳ್ಳು ಪದಾರ್ಥಗಳೇ, ಯಾವುದು ಸತ್ಯ ಪದಾರ್ಥಗಳಲ್ಲ. ಇದು ಅವರ ವಾದ. ಇಷ್ಟು ಹೇಳೋದಕ್ಕೆ ತುಂಬ ಎಲ್ಲ ಗ್ರಂಥ ಬರೆದು ಇದ್ರೆ ಅವರೇ ಒಂದು ಮಾತು ಹೇಳಿಬಿಡ್ತಾರೆ. ನಮಗೆಲ್ಲ ಕಾಣಿಸ್ತಾ ಇದೆ ಏನಂತ ಕೇಳಿದರೆ ಇದೆಲ್ಲ ಭ್ರಮೆ ಅಂತ ಕರೀತಾರೆ. ಇದು ಭ್ರಮೆ. ಒಂದು ಕಪ್ಪೆ ಚಿಪ್ಪು ನೋಡಿದ, ಬೆಳ್ಳಿ ಕಂಡಕ್ಕೆ ಕಾಣಿಸ್ತು, ಬೆಳ್ಳಿ ಇದೆಯಾ ಅಲ್ಲಿ? ಇಲ್ಲ, ಕಂಡಕ್ಕೆ ಕಾಣಿಸ್ತು ಅಷ್ಟೇ. ಇಲ್ಲದ ಬೆಳ್ಳಿ ಹಾಗೆ ಕಾಣಿಸ್ತೋ, ಇರೋದು ಕಪ್ಪೆ ಚಿಪ್ಪು, ಬೆಳ್ಳಿ ಇಲ್ಲ, ಇರೋ ಕಪ್ಪೆ ಚಿಪ್ಪಿನ ಇಲ್ಲದ ಬೆಳ್ಳಿ ಕಂಡ ಹಾಗೆ ಬ್ರಹ್ಮ ಒಬ್ಬನೇ ಇದ್ದಾನೆ, ಜಗತ್ ಕಾಣ್ತಿದೆ ಅಷ್ಟೇ. ಸೊ ಉಳಿಯೋದೇ ಅದು ಕೊನೆಗೆ ಅಂದರೆ ಬ್ರಹ್ಮ ಒಂದೇ. ಅದಕ್ಕೋಸ್ಕರ ಅದ್ವೈತ, ಬ್ರಹ್ಮನನ್ನು ಬಿಟ್ಟು. ಅದು ಅದ್ವೈತ ಶಬ್ದಕ್ಕೆ ಎರಡರ್ಥ, ಬ್ರಹ್ಮನನ್ನು ಬಿಟ್ಟು ಯಾವ ಪದಾರ್ಥವೂ ಇಲ್ಲ ಅಂತ ಒಂದರ್ಥ. ಇನ್ನೊಂದರ್ಥ, ಜೀವನೂ ಬ್ರಹ್ಮನೇ, ಜೀವ ಬ್ರಹ್ಮದೇ ಭೇದ ಇಲ್ಲ ಅಂತ ಅರ್ಥ. ಕೊನೆ ಉಳಿಯೋದೇನು? ಬ್ರಹ್ಮ ಒಂದೇ ಸತ್ಯ, ಉಳಿದೆಲ್ಲ ಮಿಥ್ಯಾ. ಇದು ಅವರ ವಾದ. ನಮಗೊಂದು ಪ್ರಶ್ನೆ, ಈ ವಾದ ಹೇಗೆ ಮುಂದಿಡ್ತೀರಿ ನೀವೀಗ ಅಂತ ಪ್ರಶ್ನೆ. ಅದಕ್ಕೆ ಅವರು ಎರಡು ಕಾರಣ ಕೊಡ್ತಾರೆ. ಒಂದು ಕಾರಣ, ನಾವು ಪ್ರತ್ಯಕ್ಷವನ್ನು ಅವಲಂಬಿಸಿ ಇದೆಲ್ಲ ಸತ್ಯ ಅಂತ ಹೇಳ್ತಿದ್ದೇವೆ. ಈಗ ಇದು ಸತ್ಯ, ನೀವು ಕೂತಿರೋ ಸತ್ಯ, ಟೇಬಲ್ ಸತ್ಯ, ಎಲ್ಲ ಸತ್ಯ ಅಂತ ಹೇಳ್ತೀವಿ. ಅವ್ರು ಹೇಳ್ತಾರೆ ಇದೆಲ್ಲ ಸುಳ್ಳು. ಅಲ್ಲ, ನೋಡ್ತಿದ್ದೇವೆ, ಇದು ಹೇಗೆ ಸುಳ್ಳಾಗುತ್ತೆ ಅಂದರೆ ನೋಡಿದ್ದಕ್ಕೆ ಸುಳ್ಳು ಅಂತ ಅವ್ರು ಹೇಳ್ತಾರೆ. ನಮ್ಮ ಕಣ್ಣಿಗೆ ಕಾಣುತ್ತಾರೆ ಅದಕ್ಕೆ ಸುಳ್ಳು. ಅವ್ರು ಏನು ನಿಯಮ ಮಾಡ್ಕೊಂಡಿದ್ದಾರೆ ಗೊತ್ತಾ? ಕಂಡಿದ್ದೆಲ್ಲ ಸುಳ್ಳು. ಅರ್ಥ ಆಯ್ತಾ? ಚಾರ್ವಾಕರೇ ಹೇಳ್ತಾರೆ ಕಂಡಿದ್ದೊಂದೇ ಸತ್ಯ, ನೆನ್ಪಿಟ್ಕೊಳ್ಳಿ, ಕಂಡಿದ್ದೊಂದೇ ಸತ್ಯ. ಇವರು ಹೇಳ್ತಾರೆ ಕಂಡಿದ್ದೆಲ್ಲ ಸುಳ್ಳು. ಹೀಗೆ ಹೇಳ್ತೀರಲ್ಲ, ಏನು ಆಧಾರ? ಆಧಾರ ಕೊಡ್ತೇವೆ ಅಂತ ಹೇಳ್ತಾರೆ. ಇವತ್ತು ಮಿಥ್ಯಾ ದೃಶ್ಯತ್ವ, ಯಾವುದು ಕಾಣುತ್ತೋ ಅದು ಸುಳ್ಳು. ಯಾತಕ್ಕೆ? ದೂರದಲ್ಲಿ ಕಪ್ಪೆ ಚಿಪ್ಪು ನೋಡಿದಿರಿ, ಬೆಳ್ಳಿ ಕಾಣಿಸ್ತು, ಬೆಳ್ಳಿ ಕಾಣಿಸ್ತೋದಲ್ಲೋ, ಆಮೇಲೆ ನೋಡಿದ್ರೆ ಸುಳ್ಳಾಯಿತು. ಸೊ ಕಾಣಿಸಿದ ಬೆಳ್ಳಿ ಸುಳ್ಳು, ಕಾಣಿಸಿದ ಬೆಳ್ಳಿ ಸುಳ್ಳು. ಸೊ ಕಂಡಿದ್ದೆಲ್ಲ ಸುಳ್ಳು. ಅರ್ಥ ಆಯ್ತಾ? ಈಗ ಕಾಣಿಸಿದ ಬೆಳ್ಳಿ ಸುಳ್ಳಾದ್ರಿಂದ ಏನು ಕಾಣಿಸುತ್ತೋ ಅದೆಲ್ಲ ಸುಳ್ಳು. ಇದು ಅವರ ಕಾನ್ಸೆಪ್ಟ್. ಆದ್ದರಿಂದನೇ ನಾವು ಜಗತ್ತನ್ನು ಕಾಣ್ತಾ ಇದ್ದೇವೆ, ಆದ್ದರಿಂದ ಸತ್ಯ ಅಂತ ನೀವು ಹೇಳೋದಕ್ಕೋದ್ರೆ ತಪ್ಪು ಹೇಳ್ತಿದ್ದೀರಿ, ಕಂಡಿದ್ದೆಲ್ಲ ಸುಳ್ಳು ಅಂತ ಹೇಳಿ ಸುಳ್ಳು ಹೇಳೋದಕ್ಕೆ ಕಾರಣ ಕೊಟ್ಟು. ಇನ್ನೊಂದು ಕಾರಣ ಇದೆ, ಏನಂತ? ಬ್ರಹ್ಮಸತ್ಯ ಅಂತ ಶಾಸ್ತ್ರ ಹೇಳ್ತಾ ಇದೆ. ಒಂದು ಸತ್ಯ, ಇನ್ನೊಂದು ಸುಳ್ಳಾಗಲೇಬೇಕು. ಕಾನ್ಸೆಪ್ಟ್ ಎರಡು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಎರಡಲ್ಲಿ ಒಂದು ಸುಳ್ಳಾಗಬೇಕು, ಒಂದು ಸತ್ಯ ಆಗಬೇಕು. ಜಗತ್ತಾದ್ರೂ ಸುಳ್ಳು, ಬ್ರಹ್ಮಾದ್ರೂ ಸುಳ್ಳು ಆಗಬೇಕು. ಬ್ರಹ್ಮ ಸತ್ಯ ಅಂತ ಶಾಸ್ತ್ರ ಹೇಳಿಬಿಟ್ಟಿದೆ, ವೇದಗಳು ಹೇಳಿಬಿಟ್ಟಿವೆ, ಉಪನಿಷತ್ತು ಹೇಳಿಬಿಟ್ಟಿವೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಉಪನಿಷತ್ತು ಹೇಳಿದೆ. ಬ್ರಹ್ಮ ಸತ್ಯ ಅಂದರೆ ಉಳಿದೆಲ್ಲ ಸುಳ್ಳು. ಈ ವಾದ ಹೇಗೆಂದರೆ, ನಾನು ಕೂತಿದ್ದೆ ನೀವು ಯಾರು ಕೂತಿಲ್ಲ ಅಂತ ಅರ್ಥ, ನೀವು ಕೂತೆ ನಾನು ಕೂತಿಲ್ಲ ಅಂತ ಅರ್ಥ. ಎರಡೇ ಸತ್ಯ ಆಗಬಾರ್ದು, ಉತ್ತರ ಇಲ್ಲ. ಎರಡೇ ಸತ್ಯ ಆಗಬಾರ್ದು, ಅವ್ರು ಹೇಳ್ತಾರೆ ಎರಡೂ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಂದು ಮಾತ್ರ ಸತ್ಯ ಆಗಬೇಕು. ಸತ್ಯ ಬ್ರಹ್ಮ ಸತ್ಯ ಮತ್ತು ವೇದ ಹೇಳಿರೋದ್ರಿಂದ ಅದ್ರ ಬಗ್ಗೆ ಗಲಾಟೆ ಮಾಡಾಗಿಲ್ಲ. ಪ್ರತ್ಯಕ್ಷ ಕಾಣತ್ತೆ ಅಂತ ಹೇಳೋಗಿಲ್ಲ, ಪ್ರತ್ಯಕ್ಷ ಸುಳ್ಳು ಹೇಳುತ್ತೆ. ದೇವರು ಉಳಿಯೋದೇನೀಗ? ಬ್ರಹ್ಮ ಒಂದೇ. ಸೊ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಮತ್ತು ಉಳಿದೆಲ್ಲ ಏನು ಅಂದರೆ ಅದೆಲ್ಲ ಹೇಳ್ತಿದ್ದೆ ನಾವೀಗ. ಅಲ್ಲ ರೀ, ವೇದದಲ್ಲಿ ಎಲ್ಲಿ ಹೇಳಿದೆ ನಿಮಗೆ ಅಂದರೆ ಐದು ಕಡೆ ಹೇಳಿದೆ. ಅಯಂ ಆತ್ಮ ಬ್ರಹ್ಮ ಅಂತ ಒಂದು, ಅಹಂ ಬ್ರಹ್ಮಾಸ್ಮಿ ಒಂದು, ತತ್ವಮಸಿ ಒಂದು, ಪರಜ್ಞಾನಂ ಬ್ರಹ್ಮ, ಸರ್ವಂ ಕಲಿತಂ ಧಮ್ಮ, ನೇಹ ನಾನಾಸ್ತಿ ಕಿಂಚನ, ಇವೆಲ್ಲ ಬೇಸಿಕ್ ಟೆಕ್ಸ್ಟ್. ಅದ್ವೈತದ ಪಂಚ ಮಹಾವಾಕ್ಯ ಅಂತ ಕರೀತಾರೆ. ಕೆಲವು ಪ್ರಕಾರ ಆರು, ಕೆಲವು ಪ್ರಕಾರ ಐದು. ಮಹಾವಾಕ್ಯಗಳು ಅಂದ್ರೇನು? ಮೋಸ್ಟ್ ಇಂಪಾರ್ಟೆಂಟ್ ಸೆಂಟೆನ್ಸಸ್ ಇನ್ ವೇದ ಅಂತ ಅರ್ಥ. ಇಷ್ಟು ಹೇಳ್ಕೊಂಡ್ಬಿಟ್ಟು ವೇದ ಬೇಸ್ಡ್ ಫಿಲಾಸಫಿ ನಂಬುದು ಅಂತ ಹೇಳಿ ಈ ಬ್ರಹ್ಮಸೂತ್ರವೇ ಹೇಳಿ, ಆಮೇಲೆ ಉಪನಿಷತ್ತೇ ಹೇಳಿ, ಏನೇ ಹೇಳಿ, ಇದನ್ನೇ ಹೇಳುತ್ತೆ. ಎಲ್ಲ ಕಡೆ ತೋರಿಸ್ತೇವೆ ಅಂತ ಬರೀತಾ ಹೋಗಿಬಿಡ್ತಾರೆ. ಇಷ್ಟೆತ್ತ ಮಾಡ್ಕೊಂಡು ಅದ್ವೈತದ ಏನು ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ, ಇದೆಲ್ಲ ಸುಳ್ಳು. ಸಾಧನೆ ಅಂದ್ರೆ ಏನಾಗಿದ್ರೆ ಇದೆಲ್ಲ ತಪ್ಪನ್ನ ನಿಜ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ನಾವೀಗ. ಸುಳ್ಳು ಅಂತ ತಿಳ್ಕೊಳ್ಳೋದೇ ನಮ್ಮ ಜೀವನದ ಸಾಧನೆ. ಇವತ್ತೇನು ಕಣ್ಣಿಗೆ ಕಾಣ್ತಾ ಇದೆ ಎಲ್ಲ ಸುಳ್ಳು ಅಂತ ಗಟ್ಟಿ ಮಾಡ್ಕೋಬೇಕು. ನಮಗೆ ದುಃಖ ಯಾತಕ್ಕಾಗ್ತಿದೆ, ಈಗ ಪ್ರಾಬ್ಲಮ್ ಆಫ್ ಸಾರೋ ಅಂತ ಕರೀತೆ. ದುಃಖ ಯಾತಕ್ಕಾಗ್ತಿದೆ ಅಂದರೆ ತಪ್ಪು ತಿಳುವಳಿಕೆಯಿಂದ ದುಃಖ ಆಗ್ತಾ ಇದೆ. ಏನು ತಪ್ಪು ತಿಳುವಳಿಕೆ? ಇಲ್ಲದ ಜಗತ್ತನ್ನು ಇದೆ ಅಂತ ತಿಳ್ಕೊಂಡಿದ್ದೇವಲ್ಲ, ಅದಕ್ಕೆ ದುಃಖ ಆಗ್ತಿರುತ್ತೆ. ಅರ್ಥ ಆಯ್ತಾ? ಈ ದೇಹ ಸುಳ್ಳು, ನಾವು ಸತ್ಯ, ಆದರೆ ನಾವು ಬ್ರಹ್ಮ. ಅರ್ಥ ಆಯ್ತಾ? ಬ್ರಹ್ಮ ಸತ್ಯ, ಬ್ರಹ್ಮ ಆತ್ಮ, ನಮ್ಮೊಳಗೆ ಆತ್ಮ ಇದೆ, ಬ್ರಹ್ಮನು ಆತ್ಮ, ನಾವು ಆತ್ಮ, ನಾವಿಬ್ಬರೂ ಒಂದೇ. ಸೊ ಅದ್ವೈತ. ಈ ದೇಹ ಅಂಬುದು ಸುಳ್ಳು ಅಂದರೆ ನೀವು ಸುಳ್ಳಲ್ಲ, ನಮ್ಮ ದೇಹನೇ ಸುಳ್ಳು. ಫಸ್ಟ್ ಆಫ್ ಆಲ್ ನಮ್ಮ ದೇಹ ಸುಳ್ಳು. ಈ ದೇಹ ಸತ್ಯ ಅಂತ ತಿಳ್ಕೊಂಡು ದುಃಖ ಪಡ್ತಾ ಇದ್ದೇವೆ ನಾವೀಗ. ದೇಹ ಸತ್ಯ ಅಂದ್ರೆ ದುಃಖ ಪಡ್ತಿದ್ದೇವೆ. ನಾವು ಸಾಧನೆ ಮಾಡಿ ಏನು ತಿಳ್ಕೋಬೇಕು ಅಂತ ಇದೆಲ್ಲ ಸುಳ್ಳು 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 ಅಂತ ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕು. ಗಟ್ಟಿ ಮಾಡ್ಕೊಂಡಾಗ ಏನಾಗುತ್ತಾಗ ದುಃಖ ಹೋಗ್ಬಿಡುತ್ತೆ. ದೃಷ್ಟಾಂತ ಕೊಡ್ತಾರೆ. ಏನು ದೃಷ್ಟಾಂತ ಅಂದರೆ, ಒಬ್ಬ ರೋಗ ಬಂದಿತ್ತು, ಯಾರ ರೋಗಿ ಹೋದ ಡಾಕ್ಟರ್ ಹತ್ರ, ಭಾರಿ ದುಃಖ ಪಡ್ತಿದ್ದಾನೆ ಆ ರೋಗಿ ಅಂತ. ಡಾಕ್ಟರ್ ಎಲ್ಲ ಪರೀಕ್ಷೆ ಮಾಡಿದರು, ಪಾಪ ಪೂರ್ತಿ ಪರೀಕ್ಷೆ ಮಾಡಿ, ನಿನಗೆ ಯಾವ ರೋಗನೂ ಇಲ್ಲ ಅಂದರು, ಇರೋ ರೋಗ ಸುಳ್ಳು ಅಂದರು. ಹ್ಯಾಪಿ ಆಗಿಬಿಟ್ಟ, ಗೊತ್ತಾಯ್ತಾ? ಖುಷಿ ಆಯಿತು. ಅದೇ ಆಗಿರೋ ನಾವು ಸಂಸಾರ ಅಂಬೋದೇನಿದೆ, ನಮ್ಮ ವಸ್ತುತ ಸಂಸಾರ ನಮಗಿಲ್ಲ, ಇದೇನು ತಿಳ್ಕೊಂಬಿಟ್ಟಿದ್ದೇವೆ. ತುಂಬ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಅದೇ ಗತಿ ಕರೆಕ್ಟ್ ತಿಳ್ಕೊಂಬಿಟ್ರೆ ಕಷ್ಟ, ಅದಕ್ಕೆ ಹೆಚ್ಚತ್ತು ಹೇಳೋದಕ್ಕೆ ಹೋಗೋದಿಲ್ಲ. ಅವ್ರು ಹೇಳೋದಿಷ್ಟು, ಸಂಸಾರ ಇಲ್ಲವೇ ಇಲ್ಲ, ಇಲ್ಲದ ರೋಗವನ್ನು ಇದೇ ಅಂತ ತಿಳ್ಕೊಂಡು ದುಃಖಪಟ್ಟರೆ ಹೇಗೋ ಹಾಗೆ, ಇಲ್ಲದ ರೋಗವನ್ನು ಇದೆ ಅಂತ ತಿಳ್ಕೊಂಡು ದುಃಖ ಪಡ್ತಾ ಇದ್ದೆ. ಎಕ್ಸಾಂಪಲ್ ಬೇರೆ ಕೊಡ್ತಾರೆ. ನಿಜವಾಗಲೂ ಹಾವಿಲ್ಲ, ಹಗ್ಗ ಇತ್ತು, ಕತ್ಲಾಗಿತ್ತು, ಸ್ವಲ್ಪ ಮಸು ಮಸು ಬೆಳಕಿತ್ತು, ತುಳಿದು ಹಾವು ಅಂತ ತಿಳ್ಕೊಂಡ, ಸತ್ತು ಹೋಗ್ಬಿಟ್ಟ. ನೋಡಿದ್ರ ಹಾವಿಲ್ಲೇ ಇಲ್ಲ ಸತ್ತೋದ, ಯಾತ ಸತ್ತೋದ ಅಂದರೆ ಅದು ಇಲ್ಲದ ಹಾವನ್ನು ಇದೆ ಅಂತ ತಿಳ್ಕೊಂಡು ಸತ್ತು ಹೋಗ್ಬಿಟ್ಟ. ತಿಳಿತಾ ಇಲ್ಲ, ಇಲ್ಲದ ಹಾವನ್ನು ಇದೆ ಅಂತ ತಿಳ್ಕೊಂಡು ಹೇಗೆ ಸತ್ತೋದನ್ನೋ ಅದೇ ರೀತಿಯಲ್ಲಿ ಹಾಗಾಯಿತು. ಇದು ಅವ್ರ ವಾದ ಆಯಿತು. ಇದನ್ನು ಆದ್ದರಿಂದ ನಾವು ಪ್ರತ್ಯಕ್ಷದಲ್ಲಿರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತ ತಿಳ್ಕೊಂಡು, ಬ್ರಹ್ಮ ಒಂದೇ ಸತ್ಯ ಅಂತ ತಿಳ್ಕೊಂಡು, ನಾನೇ ಬ್ರಹ್ಮ ಅಂತ ತಿಳ್ಕೊಂಡಾಗ ಇದೆಲ್ಲ ಸುಳ್ಳು ಅಂತ ಕನ್ಫರ್ಮ್ ಆಯಿತು. ಅಹಂ ಬ್ರಹ್ಮ ಅಸ್ಮಿ, ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮ, ನಾನು ಬ್ರಹ್ಮ ಅಂತ ಹೇಳ್ಕೊತಾ ಹೇಳ್ಕೊತಾ ಹೋದಂತ ಏನಾಗುತ್ತೆ ಅಲ್ಲಿಗೆ, ಎಲ್ಲ ಸುಳ್ಳು ಅಂತ ಗಟ್ಟಿಯಾಗಿಬಿಟ್ಟು. ಕೊನೆಗೆ ದೇವರು ಕಾಡ್ತಾನೆ ಅಂತ ಹೇಳಿಲ್ಲ, ತಾನೇ ದೇವರಲ್ಲ, ದೇವರು ಕಾಡೋ ಪ್ರಸಂಗ ಇಲ್ಲ. ಜಗತ್ತು ಸುಳ್ಳು ಅಂತ ಗೊತ್ತಾಗಿಬಿಟ್ಟು ಒಂದು ಸ್ಥಿತಿ ತಲುಪ್ತೇವೆ. ಅಲ್ಲಿ ಆನಂದ ಇರುತ್ತೋ ಆನಂದ ಇರೋದಿಲ್ಲ. ಬ್ರಹ್ಮ ಆತ್ಮನಿಗೇನಿಲ್ಲ ಅಂದರೆ ಯಾವ ಗುಣನೂ ಇಲ್ಲ, ನಿರ್ಗುಣ ಆತ್ಮ, ನಿರ್ಗುಣ ನಿರ್ಗುಣ ಸ್ಟೇಜ್ ರೀಚ್ ಆಗ್ತೀವಿ. ಅದು ಫೈನಲ್ ನಮ್ಮ ಗೋಲ್, ಅದು ಮುಕ್ತಿ ಅಂದರೆ ಅದೇ. ಮತ್ತೆ ನಾವು ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ರೆ ಮುಕ್ತಿ, ಅದು ನಾನು ಬ್ರಹ್ಮನಾಗಿದ್ದೇನೆ ಅನ್ನೋ ಭಾವನೆ ಮಾಡಿ 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 ಕೊನೆಗೆ ತಾನು ಬ್ರಹ್ಮ ಅಂತ ಕನ್ಫರ್ಮ್ ಆಗಿಬಿಟ್ರೆ ಮುಕ್ತಿ. ಇದು ಅವ್ರ ವಾದ. ಗೊತ್ತಾಯ್ತಾ? ಇದು ಹೇಳಿ ಯಾವುದನ್ನು ತಿಳ್ಕೋಬೇಕು ಅಂದರೆ ಪ್ರತ್ಯಕ್ಷ, ಅನುಮಾನ, ಆಗಮ, ಇನ್ನೂ ಕೆಲವು ಪ್ರಮಾಣಗಳ ಅವ್ರಿಗೆ ಒಂದು ಸ್ವಾರಸ್ಯ ಇದೆ. ಅವರು ತಮ್ಮದೇ ಆದಂಥ ಒಂದು ಪ್ರಮಾಣ ಪ್ರಕ್ರಿಯೆ ಅಂತ ಇಟ್ಕೊಳ್ಳಿಲ್ಲ, ಎಪಿಸ್ಟಮಾಲಜಿ ಇಟ್ಕೊಳ್ಳಿಲ್ಲ, ಭಟ್ಟ ಮತ್ತು ಪೂರ್ತಿ ಫಾಲೋ ಮಾಡಿಬಿಟ್ಟರು, ವ್ಯವಹಾರೇ ಭಟ್ಟನಯ ಅಂಥೇಳಿ ಫಾಲೋ ಮಾಡಿದ್ರು. ಇಷ್ಟು ಅದ್ವೈತ ಮತದ ಕಾನ್ಸೆಪ್ಟ್ ಇದೆ. ಇನ್ನು ಬ್ರಹ್ಮಸೂತ್ರಗಳಿಗೂ ಉಪನಿಷತ್ತುಗಳಿಗೆ ಎಲ್ಲ ವ್ಯತ್ಯಾಸ ಮಾಡಿಕೊಂಡಾಗ, ಉಪನಿಷತ್ತುಗಳು ಭಾರಿ ಶ್ರೇಷ್ಠ, ಬ್ರಹ್ಮಸೂತ್ರಗಳಲ್ಲ. ಅವ್ರ ಮೇನ್ ಕಾನ್ಸೆಪ್ಟ್ ಇನ್ನೊಂದು ಕಾನ್ಸೆಪ್ಟ್ ಅಂದರೆ, ವೇದಗಳನ್ನು ಎರಡು ಭಾಗ ಮಾಡಿದರು, ಜ್ಞಾನಕಾಂಡ ಕರ್ಮಕಾಂಡ ಅಂತ ಭಾಗ ಮಾಡಿ, ಈ ಮಂತ್ರ ಬ್ರಾಹ್ಮಣ ಇದೆಲ್ಲ ಎಂತೆ ಅಂತ ಭಾಗ ಇದು ಕರ್ಮಕಾಂಡ, ಕರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಉಪನಿಷತ್ತುಗಳೆಲ್ಲ ಜ್ಞಾನಕಾಂಡ ಇದೆ. ಸೊ ಜ್ಞಾನಕಾಂಡದಿಂದ ಮೋಕ್ಷ, ಕರ್ಮದಿಂದ ಮೋಕ್ಷ ಆಗೋದಿಲ್ಲ. ಕರ್ಮ ನಮಗೆ ಯಾವಾಗಲೂ ಪ್ರತಿಬಂಧಕ. ದೇರ್ಫೋರ್ ನಾವು ಕರ್ಮ ಬಿಡೋದನ್ನು ಕಲಿಬೇಕು. ಅವ್ರ ವಾದ ಏನಂದರೆ ಕರ್ಮ ಬಿಡೋದನ್ನು ಕಲಿಬೇಕು. ನಾವು ಕಲ್ತಿದ್ದೇವಲ್ಲ ಈಗಾಗಲೇ ಆ ರೀತಿ ಎಲ್ಲ ಸಂಧ್ಯಾವನ್ನು ಬಿಡೋದು, ಎಲ್ಲ ಬಿಡೋದು ಮಾಡಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಆಗ ನಿಮಗೆ ಸಿದ್ಧಿ ಬರುತ್ತೆ. ಬಿಡೋರಿಗೆ ಎಷ್ಟು ಅನುಕೂಲ ಗೊತ್ತಾ? ಅದ್ವೈತ ಯಾತು ಪಾಪ್ಯುಲರ್ ಆಯಿತು ಅಂದರೆ ಇದೊಂದು ಕಾರಣ ಕೂಡ ಹೌದು. ಮುಮುಕ್ಷೋ ಕರ್ಮ ಸನ್ಯಾಸ ವಿಧಾನ, ಮೋಕ್ಷ ಬೇಕು ಅನ್ನೋದು ಎಲ್ಲ ಕರ್ಮ ಬಿಡೋದನ್ನು ಅಭ್ಯಾಸ ಮಾಡಬೇಕು. ಎಲ್ಲ ಕರ್ಮ ಬಿಡಕ್ಕೆ ಬರೋದಿಲ್ಲ, ಆದ್ದರಿಂದ ಮಾಡಬೇಕಾದಂದ್ರೆ ಬಿಡೋದು ಕಲಿಬೇಕು ಬರೇ ಪಕ್ಷ. ಅರ್ಥ ಆಯ್ತಾ? ಎಲ್ಲ ಬಿಡಲಿಕ್ಕೆ ಆಗೋದಿಲ್ಲ, ಆದರೆ ಯಾವುದು ಮಾಡಲೇಬೇಕು ಅಂತ ಬಿಟ್ಬಿಟ್ರೆ ಮುಗಿದೋಯ್ತು. ಇದು ಕಾನ್ಸೆಪ್ಟ್ ಒಂದು ತೋಲಿ ಬಂದು ಜನಗಳಿಗೆ ಏನಾಯ್ತು ಇದರಿಂದ, ನಾವು ಬ್ರಹ್ಮ, ಇದೆಲ್ಲ ಸುಳ್ಳು, ಬೇರೆ ಎಲ್ಲವೂ ಸುಳ್ಳು, ನಾನೇ ಬ್ರಹ್ಮ, ಬ್ರಹ್ಮನೇ ನಾನು ಅಂತ ತಿಳ್ಕೊಳ್ಳೋದನ್ನು ಅಭ್ಯಾಸ ಮಾಡಿಸಿ ಮಾಡಿಸಿ ಕೊನೆಗೆ ಏನಾಯ್ತು ಅಂತ ಕೇಳಿದರೆ, ನಿಜವಾದ ಯೋಗಕ್ಕಿಂತ 50 ರೂಪಾಯಿ 100 ರೂಪಾಯಿ ಯೋಗ ಎಷ್ಟು ಸೆಂಟ್ರಸ್ ಇವೆ ಗೊತ್ತಾ? ಅವೆಲ್ಲ ಕೂಡ ನಿಜವಾದ ಯೋಗ ಹೇಳ್ತೀವಿ ಅಂದ್ಕೊಂಡು ಜನ ಬರೋದಿಲ್ಲ, ಅದಕ್ಕೆ ಮಾತ್ರ ಜನ ಬರೋ ಹಾಗೆ ಒಂದು ರೀತಿ ಇದು ಕ್ರಿಯೇಟ್ ಆಯಿತು. ನಂತರ ಅದ್ವೈತ ಮತದಲ್ಲಿ ಕೆಲವು ಒಪ್ಪಬೇಕಾದ ಅಂಶಗಳು, ವೇದಗಳನ್ನು ಒಪ್ತೇವೆ ನಾವು, ಉಪನಿಷತ್ತನ್ನು ಒಪ್ತೇವೆ, ಭಗವದ್ಗೀತೆ ಒಪ್ತೇವೆ, ಬ್ರಹ್ಮಸೂತ್ರಗಳು ಒಪ್ತೇವೆ, ಇವೆಲ್ಲ ಒಂದು ಸ್ಟ್ಯಾಂಡ್ ಇದೆ. ಮತ್ತೆ ಇನ್ನೊಂದು ಮಾತಿದೆ, ಹಾಗೆ ಸಂಧ್ಯಾದಲ್ಲಿ ಬಿಟ್ಟುಬಿಡ ಅಂತ ಕೇಳಿದ್ರೆ ಇವತ್ತೆಲ್ಲ ಬಿಡಾಗಿಲ್ಲ ನೀವು. ಯಾಕೆಂದ್ರೆ ಇನ್ನೂ ಅಜ್ಞಾನ ನಮಗಿರೋದ್ರಿಂದ ಅದು ಹೋಗೋರಿಗೆ ಫಾಲೋ ಮಾಡಬೇಕಂತ. ಅದು ಎಕ್ಸಾಂಪಲ್ ಕೊಡ್ತಾರೆ, ಈ ಒಂದು ಟ್ರೈನ್ ಹತ್ತಿಬಿಟ್ಟಿದ್ದೀರಿ ಈಗ ತಿಳ್ಕೊಬೇಡ, ಆಮೇಲೆ ಗೊತ್ತಾಯ್ತು ರಾಂಗ್ ಟ್ರೈನ್ ಅಂತ, ಏನು ಮಾಡ್ತೀರಿ ನೀವೀಗ? ತಕ್ಷಣ ಹರಾಗಿಲ್ಲ, ಕೈಕಾಲು ಮುಡ್ಕೊಂಡ್ಬಿಡ್ತೀರಿ, ಏನು ಮಾಡಬೇಕೀಗ? ಅದು ನಿಲ್ಲೋವರೆಗೂ ಕಾಯಬೇಕು, ಗೊತ್ತಾಯ್ತು, ನಿಲ್ಲೋವರೆಗೂ ಕಾದು ಆಮೇಲೆ ಇಳಿಬೇಕು. ದೇರ್ಫೋರ್ ಇವತ್ತು ನಾವು ಹುಟ್ಟಿ ಆಗಿಬಿಟ್ಟಿದ್ದೆ, ಬ್ರಾಹ್ಮಣ ಏನಾಗಿ ಹುಟ್ಟುಬಿಟ್ಟಿದ್ದೇವೆ ಈಗ. ಆದ್ರೆ ಅಲ್ಲಿರೋವರೆಗೆ ಕೆಲಸ ಮಾಡಬೇಕು ನಾವೀಗ. ರೈಲಲ್ಲಿ ಕೂತಿರೋವರೆಗೂ ಹೇಗೆ ನಾವು ಇಳಿ ನಿಲ್ಲೋವರೆಗೂ ಹೇಗೆ ಕೂತಿರಬೇಕು, ಅಜ್ಞಾನ ಹೋಗೋವರೆಗೆ ಕರ್ಮಗಳನ್ನು ಮಾಡ್ತಾ ಇರಬೇಕು ನಾವು, ಆಮೇಲೆ ಬಿಟ್ಟುಬಿಡ್ಬೇಕು. ಇದು ಅವ್ರ ವಾದ. ಎಲ್ಲ ಕೇಳಿದಾಗ ಏನಾಗ ಕನ್ಫ್ಯೂಷನ್ ಆಗುತ್ತೋ ಇಲ್ವೋ? ಆದರೂ ಒಳ್ಳೆ ಸಂತೋಷ. ಕನ್ಫ್ಯೂಷನ್ ಆಗೋದು ನಮ್ಮ ಮತ್ತೊಂದು ವೈಶಿಷ್ಟ್ಯ ಅಂತ ಹೇಳ್ತಾರೆ. ಕರ್ಮ ಕನ್ಫ್ಯೂಷನ್ ಆದಷ್ಟು ಕೂಡ ಏನಾಗುತ್ತೆ, ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ ಅನ್ಸುತ್ತೆ ಹೋದಲ್ಲೋ, ದಟ್ ಈಸ್ ಗುಡ್ ಅಂತ ಹೇಳ್ತಾರೆ. ಅದು ಗುಡ್, ಅದು ದುರ್ಘಟತ್ವಂ ಅವಿದ್ಯಾಯ ಭೂಷಣ ಅದು ದೂಷಣ. ನಿಮಗೆ ಅರ್ಥ ಆಗೋದಿಲ್ಲ ಅಂತ ಅನಿಸಿದ್ರೆ ನೀವು ಅರ್ಥ ಮಾಡ್ಕೋತಿದ್ದೀರಿ ಅಂತ ಅರ್ಥ. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತೇ, ನಿಮಗೆ ಅರ್ಥ ಆಗ್ತಿದೆ ಅಂತ ಅರ್ಥ. ಈಗ ನೀವು ಯಾಕೆ ಗೊತ್ತಾ, ಒಂದು ಪಾಯಿಂಟ್ ಹೇಳ್ತಾರೆ, ಇದೆಲ್ಲ ಮಾಯೆಯಿಂದ ಆಗಿರೋದು. ಬ್ರಹ್ಮ ಒಬ್ಬನೇ ಇದ್ದ, ಒಂದು ಫನ್ಸ್ ಅಪಾನ್ ಎ ಟೈಮ್ ಓನ್ಲಿ ಬ್ರಹ್ಮ ಇದ್ದ, ಇನ್ಯಾರು ಇರಲಿಲ್ಲ. ಒಂದು ಫೈನ್ ಡೇ ಏನಾಯ್ತು ಗೊತ್ತಾ, ಅದು ಅವಿದ್ಯೆ ಬಂದು ಅಟ್ಯಾಕ್ ಮಾಡುತ್ತ, ಅವನು ಅವಿದ್ಯೆ ಅಟ್ಯಾಕ್ ಮಾಡುತ್ತೆ. ಆಗ ಅವನೇನಾಗಿಬಿಟ್ಟ, ಜೀವಭಾವ ಬಂದ್ಬಿಡ್ತ, ಗೊತ್ತಾಯ್ತಾ? ಜೀವನಾಗಿ ಚೇಂಜ್ ಆಗಿಬಿಟ್ಟ. ಮತ್ತೆ ಅವಿದ್ಯೆ ಹೋದ ತಕ್ಷಣ ಏನಾಗ್ತಾನೆ ಅವನೀಗ, ಮತ್ತೆ ಬ್ರಹ್ಮನಾಗಿಬಿಟ್ಟ. ಅರ್ಥ ಆಯ್ತಾ? ಇನ್ನೂ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಕೂತಿದ್ದೀರಿ ನೀವೀಗ, ಈಗ ಅನ್ಕೊಳ್ಳಿ ಏನಾಗುತ್ತೆ, ಎಲ್ಲ ಎರಡೆರಡು ಕಾಣಿಸ್ತಾರೆ, ಗೊತ್ತಾಯ್ತಾ? ಇದು ದ್ವೈತ ಅಂದ್ರೆ ಇದು ಎಲ್ಲ ಎರಡೆರಡು ಕಾಣಿಸ್ತಾ ಅಲ್ಲ ದ್ವೈತ. ಈ ಕೈ ತೆಗೆದ ತಕ್ಷಣ ಒಂದಾಗಿಬಿಡುತ್ತೆ, ಮತ್ತೆ ತಿಳಿತಾವೆ. ಎಲ್ಲ ಅವರೇ ಕೊಡೋ ದೃಷ್ಟಾಂತ, ನಾವು ಕೊಡೋದಲ್ಲ, ಅವರೇ ದೃಷ್ಟಾಂತ ಕೊಡೋದು. ಹೀಗೆ ಇಟ್ಕೊಂಡಿದ್ದು ಎಲ್ಲ ಎರಡು ಕಾಣಿಸ್ತಾ, ಇದಕ್ಕೆ ಏನಂತಾರೆ ಉಪಾಧಿ ಅನ್ಸುತ್ತೆ ಇದಕ್ಕೆ, ಇದು ಉಪಾಧಿ, ಎಲ್ಲ ಎರಡು ಕಾಣಿಸ್ತಾ ಇದೆ. ಆಮೇಲೆ ಏನಾಗುತ್ತೆ, ಇದು ಉಪಾಧಿ ಹೋದ ತಕ್ಷಣ ಮತ್ತೆ ಒಂದಾಗಿಬಿಡುತ್ತೆ. ಸ್ವಾಮಿಗೆ ಉಪಾಧಿಯಿಂದ ಎರಡು ಕಾಣೋದು, ಉಪಾಧಿ ಹೋದ ತಕ್ಷಣ ಒಂದಾಗುತ್ತೆ. ಮೇನ್ ಉಪಾಧಿ ಯಾವುದು ಅಂದರೆ ಅಜ್ಞಾನ, ಅವಿದ್ಯೆ ಮೇನ್ ಉಪಾಧಿ. ಅದು ಹೋಗಲಿ ಅಂತ ಪ್ರಯತ್ನ ಪಡ್ತೇವಲ್ಲ, ಅದೇ ನಮ್ಮ ಸಾಧನೆ. ಹೋಗುತ್ತಲ್ಲ ಅದೇ ಮೋಕ್ಷ. ಅವಿದ್ಯಾಸ್ತಮಯೋ ಮೋಕ್ಷ, ಸಾ ಸಂಸಾರ ಉದಾಹೃತ. ಅವಿದ್ಯೆ ಡಿಸಾಲ್ವ್ ಆಗದೆ ಮೋಕ್ಷ, ಇರೋವರೆಗೂ ಸಂಸಾರ ಅಂತ ಕರಿತೇವೆ. ಇದು ಅವರ ವಾದ. ಇಷ್ಟು ಸೂಕ್ಷ್ಮ ಪರಿಚಯ. ಆಮೇಲೆ ವಿಶಿಷ್ಟಾದ್ವೈತಕ್ಕೆ ಬರಬೇಕು. ಆಮೇಲೆ ಒಂದು ಪ್ರಶ್ನೆ ಬರುತ್ತೆ, ಅದ್ವೈತ ವಾಕ್ಯಗಳು ಉಂಟು ವೇದಗಳಲ್ಲಿ, ಅದ್ವೈತ ವಾಕ್ಯಗಳು ಅಂದ್ರೇನು? ಜೀವ ಬ್ರಹ್ಮ ಒಂದೇ ಅಂತ ಹೇಳ್ತಕ್ಕಂಥ ತೋರಿಕೆ ಇಲ್ಲ ರೀತಿ ಕಾಡ್ತಾ ವಾಕ್ಯಗಳು ಇವೆ, ದ್ವೈತ ವಾಕ್ಯಗಳು ಇವೆ. ಹೀಗೆ ಮಾಡ್ತಿರಲ್ಲ ಅಂತ ಕೇಳಿದರೆ, ಹೀಗೆ ಯಾಕೆ ಮಾಡ್ತೀವಿ ಗೊತ್ತಾ? ಭೇದ ವಾಕ್ಯಗಳೆಲ್ಲ ಏನಿವೆ, ಅವೆಲ್ಲ ಅನುವಾದಕ ವಾಕ್ಯಗಳು, ಗೊತ್ತಾಯ್ತು? ಅನುವಾದಕ ವಾಕ್ಯಗಳು. ಆದರೆ ಐದು ವಾಕ್ಯ ಇವೆಯಲ್ಲ ಅಭೇದಾಗಮಗಳು, ಅವು ಏನು ಮಾಡುತ್ತೆ ಗೊತ್ತಾ? ಇಷ್ಟು ಸುಳ್ಳು ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡುತ್ತೆ ಬ್ರಹ್ಮಾತ್ಮೈಕ್ಯವ. ಸೊ ವೇದಗಳನ್ನು ಒಪ್ತೇವೆ, ವೇದಗಳನ್ನು ಒಪ್ತೇವೆ, ಆದರೆ ಎಲ್ಲ ವೇದಗಳನ್ನು ಆಸ್ ಇಟ್ ಇಸ್ ಒಪ್ಪೋದಿಲ್ಲ, ಎರಡು ಭಾಗ ಮಾಡ್ತೇವೆ. ಅದರಲ್ಲಿ ತತ್ವಾವೇದಕ ವೇದಗಳು ಅಂತ ಒಂದು ಭಾಗ, ಅತತ್ವಾವೇದಕ ವೇದ ಭಾಗಗಳು ಒಂದು ಭಾಗ. ತತ್ವಾವೇದಕ ವೇದ ಭಾಗ ಅಂದ್ರೇನು? ಜೀವ ಬ್ರಹ್ಮ ಒಂದೇ ಅಂತ ಹೇಳ್ತಕ್ಕಂಥ ಭಾವ ಇದೆಯಲ್ಲ, ಅದಿಷ್ಟು ತತ್ವಾವೇದಕ ವೇದ ಭಾಗಗಳು. ಬೇರೆ ಅಂತ ಏನೇನು ಕಾಣಿಸುತ್ತ ನಿಮಗೆ, ಅವೆಲ್ಲ ಏನೋ ಅತತ್ವಾವೇದಕ ವೇದ ಭಾಗಗಳು. ಹೀಗಾಗಿ ವೇದ ಒಪ್ತೇವೆ ನಾವು, ತತ್ವಾವೇದ ಅಂತ ಎರಡು ಭಾಗ ಮಾಡ್ತೇವೆ ಅಂತ ಹೇಳ್ತಾರೆ. ಇಷ್ಟು ಅದ್ವೈತ ಪದದ ಸೂಕ್ಷ್ಮ ಪರಿಚಯ. ಆಗ ಒಂದು ಪ್ರಶ್ನೆ ಬಂತು ನಮಗೆ, ಇದು ಸರಿಯಾಗಿ ಓದಿದವರಿಗೆ ಬೌದ್ಧ ಮತಕ್ಕೂ ಇದಕ್ಕೂ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅವರೇನು ಹೇಳ್ತಾರೆ, ಜಗತ್ತೆಲ್ಲ ಶೂನ್ಯ, ಶೂನ್ಯ ಒಂದೇ ತತ್ವ, ಉಳಿದೆಲ್ಲ ಕೂಡ ಸುಳ್ಳು, ಇದೇ ರೀತಿ ಹೇಳ್ತಾರೆ. ಆಗ ನಿಮಗೂ ಅದಕ್ಕೆ ಏನು ವ್ಯತ್ಯಾಸ ಅಂತ ನಾವು ಪ್ರಶ್ನೆ ಮಾಡ್ತೇವೆ, ಗೊತ್ತಾಯ್ತು? ನಿಮಗೂ ಅದಕ್ಕೆ ಏನು ವ್ಯತ್ಯಾಸವೇ ಇಲ್ಲ. ಹಾಗೆಲ್ಲ ಹೇಳಬಾರ್ದು ನೀವು. ಅವರು ವೇದ ಒಪ್ಪೋದಿಲ್ಲ, ನಾವು ವೇದ ಒಪ್ತೇವೆ, ಒಂದು ವ್ಯತ್ಯಾಸ, ಗೊತ್ತಾಯ್ತಾ? ಅವರು ಬ್ರಹ್ಮನ ಒಪ್ಪಲಿಲ್ಲ, ಶೂನ್ಯ ಅಂತ ಕರೆದ್ರು, ಎರಡನೇ ವ್ಯತ್ಯಾಸ, ಗೊತ್ತಾಯ್ತಾ? ಇಂಥ ವ್ಯತ್ಯಾಸಗಳು ಇರೋದ್ರಿಂದಾಗಿನೇ ನಮಗೂ ಅದಕ್ಕೂ ಭೇದ ಇದೆ ಅಂತ ಅವ್ರು ಹೇಳಿದರು. ಅದಕ್ಕೆ ಇವರೇ ಉತ್ತರ ಕೊಟ್ಟರು, ಖಂಡನೆ ಮಾಡ್ತಕ್ಕಂಥವ್ರು ಅಂದರೆ, ಆಯಿತು ವೇದ ಒಪ್ತೇವೆ, ಅವ್ರು ವೇದ ಒಪ್ಪೋದಿಲ್ಲ ಅಂತ ಹೇಳಿದ್ರಿ. ಆದರೆ ವೇದ ಒಪ್ಪಿ ನೀವು ಮಾಡಿದ್ದೇನು? ತತ್ವವೇದಕ ಅತತ್ವ ಎರಡು ಭಾಗ ಮಾಡಿಬಿಟ್ಟು ವೇದ ಒಪ್ತೇವೆ ಅದು ಸರಿ ಹೇಳೋದಿಲ್ಲ ಅಂತ ಹೇಳಿದರೆ, ಒಪ್ತೇವೆ ಮತ್ತು ಸರಿ ಹೇಳೋದಿಲ್ಲ ಅನ್ನೋದಕ್ಕೇನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಸೊ ಕೊನೆಗೆ ಮಾಡಿದ್ದೇನು, ನೀವೀಗ ವೇದ ಒಪ್ಪೋದಿಲ್ಲ ಅಂತ ಅವರು ಹಾಗೆ ಹೇಳಿದರು, ವೇದ ಒಪ್ಪಿ ಅವು ಸರಿ ಹೇಳೋದಿಲ್ಲ ಅಂತ ನೀವು ಹೇಳಿದಿರಿ, ಅದಕ್ಕೇನಂತ ಹೆಸರಾಯಿತು? ಪ್ರಚ್ಛನ್ನ ಬೌದ್ಧರು ಅಂತ ಕೈ, ಬುದ್ಧಿಸಮ್ ಇನ್ ಡಿಸ್ಗೈಸ್ ಅಂತಾಯ್ತು, ಗೊತ್ತಾಯ್ತಾ? ಹೋಗಲಿ, ಬ್ರಹ್ಮನ ಒಪ್ತೇವೆ ಅಂತ ಹೇಳಿದರೆ ಆಯ್ತು, ಬ್ರಹ್ಮನ ಒಪ್ತೇವೆ. ನಿಮ್ಮ ಬ್ರಹ್ಮನಿಗೂ ಅವರು ಶೂನ್ಯ, ಅವರು ಒಪ್ತಾರೆ, ಎರಡಕ್ಕೇನು ವ್ಯತ್ಯಾಸ? ಈಗ ಶೂನ್ಯಕ್ಕೆ ಯಾವ ಗುಣಗಳೂ ಇಲ್ಲ, ನಿಮ್ಮ ಬ್ರಹ್ಮನಿಗೂ ಯಾವ ಗುಣಗಳೂ ಇಲ್ಲ. ಶೂನ್ಯಕ್ಕೆ ಅಸ್ತಿತ್ವ ಇಲ್ಲ, ಬ್ರಹ್ಮನಿಗೂ ಅಸ್ತಿತ್ವ ಇಲ್ಲ. ಶೂನ್ಯವೂ ಅವಾಚ್ಯ, ಬ್ರಹ್ಮವೂ ಅವಾಚ್ಯ, ಅಂದರೆ ಹೆಸರು ಬೇರೆ. ಅವರು ಶೂನ್ಯ ಅಂತ ಅವ್ರ ಹೆಸರಿಟ್ಟರೆ, ಬ್ರಹ್ಮ ಅಂತ ಹೆಸರಿಟ್ಟರೆ ಅಷ್ಟೇ ಹೊರತು ಆ್ಯಕ್ಚುಲಿ ಆಬ್ಜೆಕ್ಟಿವ್ ಡಿಫ್ರೆನ್ಸ್ ಇಲ್ಲ ಅದ್ರಲ್ಲಿ, ಗೊತ್ತಾಯ್ತಿಲ್ಲ? ಅದು ಬೇರೆ, ಹೇಗೆ ಬೇರೆ ಆಗುತ್ತಿದೆ? ಅದಕ್ಕೇನಂತ ಕರೀತಾರೆ ಅದನ್ನು? ಪ್ರಚ್ಛನ್ನ ಬೌದ್ಧೋಜ ಮತ ಪ್ರಸಿದ್ಧ, ಪ್ರಚ್ಛನ್ನ ಬೌದ್ಧ ಮತ ಅಂತಾಯಿತು ಅಂಥೇಳಿ ಅದರ ಅದು ಒಟ್ಟು ಅದರ ಸೂಕ್ಷ್ಮ ಪರಿಚಯ ಮತ್ತು ಅದರ ಬೇಗ ಅಂದ ಒಂದು ಆಕ್ಷೇಪ. ಅಲ್ಲಿ ವಿಶಿಷ್ಟಾದ್ವೈತ ಮತ ಬಂತು. ವಿಶಿಷ್ಟಾದ್ವೈತ ಮತಕ್ಕೆ ಬೇಸಿಕಲಿ ಯಾರು ಫೌಂಡೇಶನ್ ಹಾಕಿದ್ರು ಅಂದರೆ, ನಾಥಮುನಿಗಳು ಅಂತ ಒಬ್ರು, ಯಮನಾಚಾರ್ಯರು ಅಂತ ಒಬ್ರು, ಅದಕ್ಕಿಂತ ಮುಂಚೆ ಆಳ್ವಾರುಗಳು ಅಂತ ಇತ್ತು. ಆಳ್ವ ತುಂಬ ಜನ ಆಳ್ವಾರುಗಳಿದ್ದಾರೆ, ತುಂಬ ಜನ ಅವರೆಲ್ಲ ಹೆಚ್ಚಾಗಿ ತಮಿಳು, ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ತಮಿಳು ಅಲ್ಲ ಅದು, ಅಂಥ ದ್ರಾವಿಡ ಭಾಷೆ ಮೊದಲಾದ ಭಾಷೆಗಳಲ್ಲಿ ತುಂಬ ಕಡೆ ಬರಲಿಲ್ಲ. ಅದರ ಬೇಸಿಸ್ ಮೇಲೆ ವಿಶಿಷ್ಟಾದ್ವೈತ ಮತ ಬಂತು. ಇಲ್ಲಿ ವ್ಯತ್ಯಾಸ ಗಮನಿಸಬೇಕು. ಅದ್ವೈತ ಮತಕ್ಕೆ ಅದೇನೇ ಹೇಳಿದರೂ ಕೂಡ ವೇದ ಮೂಲ, ಬ್ರಹ್ಮಸೂತ್ರ ಮೂಲ, ಇದಕ್ಕಾಗಲ್ಲ. ವೇದಗಳು ಪ್ಲಸ್ ಆಳ್ವಾರಗಳ ಪ್ರಬಂಧಗಳು ಮೂಲ ಆಯಿತು. ಬಿಡಿಯರ ಮತತ್ರಯದಲ್ಲಿ ವ್ಯತ್ಯಾಸ ಕಾಣದಿದ್ರೊಳಗೆ ಪೂರ್ತಿಯಾಗಿ ಬೇರೆಯಾದ ಒಂದು ವೇದಗಳಿದೆ, ಅವನ್ನು ಅಡಾಪ್ಟ್ ಮಾಡಿಕೊಂಡು ಎರಡನ್ನು ಸೇರಿಸಿ ತಮ್ಮ ಆಗಮ ಸಾಹಿತ್ಯವನ್ನು ಮುಂದಿಡ್ತಾರೆ. ಇದು ವಿಶಿಷ್ಟಾದ್ವೈತದ ಕಾನ್ಸೆಪ್ಟ್ ಆಫ್ ಪ್ರಮಾಣಶಾಸ್ತ್ರ. ಪ್ರತ್ಯಕ್ಷ ಅನುಮಾನ ಆಗಮ ಮೂರನ್ನು ಒಪ್ತೇವೆ, ಆಗಮಗಳು ಮಾತ್ರ ಎರಡಿವೆ. ಅದರಲ್ಲಿ ಪೌರುಷೇಯ ಆಗಮಗಳಲ್ಲಿ ಮಹಾಭಾರತ ಅದೆಲ್ಲವೂ ಸೇರುತ್ತೆ, ವಿಶೇಷವಾಗಿ ಆಳ್ವಾರಗಳ ಪ್ರಬಂಧ ಸೇರುತ್ತೆ, ಪ್ಲಸ್ ಅಪೌರುಷೇಯ ವಾಕ್ಯಗಳು ಅಂದರೆ ವೇದವಾಕ್ಯಗಳು. ಇಷ್ಟು ಹೇಳಿ ನಾಥಮುನಿಗಳು, ಯಾವನಾಚಾರ್ಯರು ಮತ್ತು ಕಾಂಚೀಪೂರ್ಣರು ಇವರೆಲ್ಲ ಅವರ ಗುರುಗಳು. ಮುಂದೆ ರಾಮಾನುಜಾಚಾರ್ಯರು ಬಂದು ಇದರ ಮುಂದುವರಿಸಿ. ಇಲ್ಲೂ ಹಾಗೇನೆ ಅದ್ವೈತ ಮತಕ್ಕೆ ಬ್ಯಾಕ್ಗ್ರೌಂಡನ್ನು ಗೌಡಪಾದಾಚಾರ್ಯರು, ಗೋವಿಂದ ಭಗವತ್ಪಾದಾಚಾರ್ಯರು ಕ್ರಿಯೇಟ್ ಮಾಡಿದ್ರು ಕೂಡ ಅವರು ಬ್ರಹ್ಮಸ್ವಲ್ಪ ಭಾಷ್ಯ ಬರೆದಿರಲಿಲ್ಲ. ಅದಕ್ಕೋಸ್ಕರ ಕ್ರೆಡಿಟ್ ಯಾರಿಗೆ ಬಂತು, ಪ್ರಚಾರ ಮಾಡಿದ ಕ್ರೆಡಿಟ್ಟು ಶಂಕರಾಚಾರ್ಯರಿಗೆ ಬಂತು. ಅದೇ ರೀತಿ ನಾಥಮುನಿಗಳು ಭಾಷ್ಯ ಬರೆದಿಲ್ಲ, ಯಮನಾಚಾರ್ಯರು ಭಾಷ್ಯ ಬರೆದಿಲ್ಲ ಬ್ರಹ್ಮಸೂತ್ರಗಳಿಗೆ, ರಾಮಾನುಜಾಚಾರ್ಯರು ಬರೆದರು. ಅದಕ್ಕೆ ಇವರ ಹೆಸರಲ್ಲಿ ಮತ ಪ್ರಸಿದ್ಧವಾಗಿ ವಿಶಿಷ್ಟಾದ್ವೈತದ ಫೌಂಡರ್ ಅಂತ ಯಾರನ್ನ ಕರೀತೇವೆ ನಾವೀಗ ಲೋಕದೃಷ್ಟಿಯೊಳಗೆ ರಾಮಾನುಜಾಚಾರ್ಯ ಹೆಸರು ಹೇಳು, ಯಾಕೆ ಭಾಷ್ಯವರ್ದವರು ಅವರೇನು. ಈಗ ಅವರಿಂದ ವಿಶೇಷವಾದ ರೂಢಿ ಬಂತು. ಇನ್ನು ರಾಮಾನುಜಾಚಾರ್ಯರ ಮತ್ತು ಶಂಕರಾಚಾರ್ಯರಲ್ಲಿ ಎರಡು ಕಾಮನ್ ಫ್ಯಾಕ್ಟರ್ ಯಾವುದು ಅಂದರೆ ವೇದ ಒಪ್ಪಿದ್ದು ಇಬ್ಬರು ಕಾಮನ್ನು ಪ್ಲಸ್ ಆಳ್ವಾರ ಪ್ರಬಂಧ ಸೇರಿಸಿತ್ತು. ಇನ್ನು ಎರಡನೇದಾಗಿ ಮೂಲ ಇಬ್ಬರಿಗೂ ಬ್ಯಾಕ್ಗ್ರೌಂಡ್ ಇತ್ತು, ಇವರಿಗೂ ಬ್ಯಾಕ್ಗ್ರೌಂಡ್ ಇತ್ತು, ಅವರಿಗೂ ಬ್ಯಾಕ್ಗ್ರೌಂಡ್ ಇತ್ತು, ಮತ್ತು ಇಬ್ಬರು ವೇದ ಒಪ್ಪಿದ್ರು. ಉಪನಿಷತ್ತುಗಳು ಇಬ್ಬರು ಪ್ರಾಧಾನ್ಯ ಕೊಟ್ಟರು, ಜ್ಞಾನಕಾಂಡ ಕರ್ಮಕಾಂಡ ಇಬ್ಬರು ಒಪ್ತಾರೆ, ಮತ್ತೆ ಇಬ್ಬರಿಗೂ ಕಾಮನ್ನು. ಅದರಲ್ಲಿ ಜ್ಞಾನಕಾಂಡದಲ್ಲಿ ಉಪನಿಷತ್ತಂತೂ ಇಬ್ಬರು ಒಪ್ತಾರೆ. ಉಪನಿಷತ್ತುಗಳಲ್ಲಿ ಕೆಲವು ವಾಕ್ಯಗಳನ್ನು ಮಾತ್ರ ಆಚರಿಸಿಕೊಂಡು ಉಳಿದ ವಾಕ್ಯ ಅವರು ಬಿಟ್ಟರೆ ಇವರೇನು ಮಾಡಿದರು ಅಂದರೆ ಇಲ್ಲ ಯಾವ ವಾಕ್ಯನೂ ನಾವು ಬಿಡೋದಿಲ್ಲ, ಭೇದ ವಾಕ್ಯಗಳಿವೆಯಲ್ಲ ಅವು ಪ್ರಮಾಣ, ಅಭೇದ ವಾಕ್ಯ ಇಲ್ಲ ಅವು ಪ್ರಮಾಣನೇ, ಭೇದ ವಾಕ್ಯನೂ ಪ್ರಮಾಣ ಅಭೇದ ವಾಕ್ಯನೂ ಪ್ರಮಾಣ. ಆದರೆ ಮತ್ತೆ ಎರಡನ್ನೂ ಕೂಡಿಸಿ ಏನು ಮಾಡಬೇಕು ಅಂತ ಕೇಳಿದರೆ ಭೇದವಾಕ್ಯದಿಂದ ಜೀವೇಶ್ವರ ಭೇದ ಗೊತ್ತಾಗುತ್ತೆ, ಅಭೇದ ವಾಕ್ಯದಿಂದ ಜೀವೇಶ್ವರ ಅಭೇದ ಗೊತ್ತಾಗುತ್ತೆ. ಎರಡು ವಾಕ್ಯಗಳು ವೇದವಾಕ್ಯಗಳಾದ್ರಿಂದ ವಿಶಿಷ್ಟ ಅದ್ವೈತ ಅಂತ ಹೇಳಿಬಿಟ್ರಾಯ್ತು. ಬರೀ ಅದ್ವೈತ ಬೇರೆ, ವಿಶಿಷ್ಟ ಅದ್ವೈತ ಬೇರೆ. ಅವರೇನು ಹೇಳಿದ್ರು, ಬ್ರಹ್ಮ ಒಂದೇ ತತ್ವ, ಜೀವನೇ ಬ್ರಹ್ಮ, ಜಡ ಪದಾರ್ಥ ಸುಳ್ಳು ಅಂತ ಹೇಳಿದರು. ಇವರು ಹೇಳಿದರು ಜಡ ಪದಾರ್ಥನೂ ಸತ್ಯ, ಜೀವರೂ ಸತ್ಯ, ಬ್ರಹ್ಮನೂ ಸತ್ಯ. ಆದರೆ ಆ ಒಬ್ಬ ಬ್ರಹ್ಮ ಇದ್ದಾನಲ್ಲ, ಅವನ ಪಾರ್ಟ್ಸ್ ಜೀವ ಮತ್ತು ಜಡಗಳೇನು, ಅವನ ಪಾರ್ಟ್ಸ್. ಇವತ್ತು ನಾವು ಕೂತಿದ್ದು ಕೈಕಾಲು ನಮ್ಮ ಪಾರ್ಟ್ಸ್ ಹೋದಲ್ಲ, ಶರೀರ ಶರೀರ ಭಾವ ಎಂದು ಕರೀತಾರೆ. ಶರೀರ ಹೋಲ್ ಬಾಡಿ, ಶರೀರಿ ದೇಹ ಹೊಂದಿದವನು, ಬ್ರಹ್ಮ ಶರೀರಿ. ನಮ್ಮ ಶರೀರಿ ಜೀವನಿಗೆ ಶರೀರ ಹೇಗೋ, ಬ್ರಹ್ಮನಿಗೆ ಜೀವ ಮತ್ತು ಜಡ ಪದಾರ್ಥಗಳು. ಅದಕ್ಕೆ ವಿಶಿಷ್ಟ ಅದ್ವೈತ. ಅಲ್ಲಿ ಅದ್ವೈತ ಅಂದರೆ ಬ್ರಹ್ಮ ಒಬ್ಬನೇ ಇದ್ದಾನೆ, ಹಾಗೆ ಎಲ್ಲ ಸೇರಿ ಒಂದಿದೆ. ಜೀವ ಬೇರೆ ಅಲ್ಲ, ಜಗತ್ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ಬ್ರಹ್ಮ ಮೇನ್. ಅದರ ಲಿಂಬ್ಸ್ ಆಗಿ ಯಾರಿದ್ದಾರೆ, ಜೀವ ಮತ್ತು ಜಗ ಪದಾರ್ಥ ಇವೆ ಅಂತ ವಿಶಿಷ್ಟ ಅದ್ವೈತ ಅಂತ ಹೆಸರು ಬಂತು. ಇಲ್ಲಿ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಇಬ್ಬರು ಕೂಡ ಎದ್ದು ಕಾಣೋ ವ್ಯತ್ಯಾಸ ಯಾವುದು ಅಂದರೆ ಹರಿಸರ್ವೋತ್ತಮತ್ವನ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದು ರಾಮಾನುಜಾಚಾರ್ಯರು. ಶಂಕರಾಚಾರ್ಯರು ಜನ ತಿಳ್ಕೊಂಡಾಗ ಶೈವರಲ್ಲ, ಗೊತ್ತಿರಬೇಕು. ಶಂಕರಾಚಾರ್ಯ ಶೈವ ಫಿಲಾಸಫಿ ಅಲ್ಲ. ಉದಾಹರಣೆಗೆ ಅವರು ಬ್ರಹ್ಮಸೂತ್ರ ಭಾಷೆ ಇದೆ, ಉಪನಿಷತ್ ಭಾಷೆಗಳಿವೆ, ಗೀತಾ ಭಾಷೆ ಇದೆ. ಬ್ರಹ್ಮಸೂತ್ರ ಭಾಷೆಗೂ ಅವರು ಮಂಗಳಾಚರಣೆ ಮಾಡಲಿಲ್ಲ, ಗೊತ್ತಾಯ್ತಾ? ಉಪನಿಷತ್ ಭಾಷೆಯಲ್ಲಿ ಒಂದಕ್ಕೂ ಮಂಗಳಾಚರಣೆ ಮಾಡಲಿಲ್ಲ, ಗೀತಾ ಭಾಷೆಗೆ ಮಂಗಳಾಚರಣೆ ಮಾಡ್ತಾರೆ, ವಿಷ್ಣು ಸ್ತೋತ್ರ ಮಾಡ್ತಾರೆ. ಅಂದರೆ ಅವರು ಬರೆದಿರೋ ಮೂರು ಗ್ರಂಥಗಳ ಅಧಿಕೃತ ಗ್ರಂಥಗಳಲ್ಲಿ ಸ್ತೋತ್ರ ಮಾಡಿರೋದು ಯಾರನ್ನ? ವಿಷ್ಣುವನ್ನ. ದೇವರು ಶಂಕರಾಚಾರ್ಯ ಮೂಲತಃ ಯಾರು ಅಂತ ಕೇಳಿದರೆ ವಿಷ್ಣು ಸರ್ವತತ್ವ ಒಪ್ಪಿದವರು. ಆದರೆ ರಾಮಾನುಜಾಚಾರ್ಯ ಎಕ್ಸ್ಪ್ಲಿಸಿಟ್ ಆಗಿ ಹೇಳಿದವರಲ್ಲ, ಅದನ್ನೇ ಒಂದು ದೊಡ್ಡ ಗುರಿಯನ್ನಾಗಿ ಸಾಧನೆ ಮಾಡಲಿಲ್ಲ. ರಾಮಾನುಜಾಚಾರ್ಯರು ಮಾತ್ರ ಎಲ್ಲ ಶಾಸ್ತ್ರಗಳ ಒಟ್ಟು ಟೀಚಿಂಗ್ನಲ್ಲಿ ವಿಷ್ಣು ಸರ್ವೋತ್ತಮತ್ವ ಪ್ರಧಾನ ಅಂತ ಒಪ್ಪಿಕೊಂಡ್ರು. ಇದು ಒಂದಂಶ. ಎರಡನೇ ಅಂಶ ಭಕ್ತಿ ಸಾಧನ ಅಂತ ಅದನ್ನು ಒಪ್ಪಿಕೊಂಡ್ರು. ಶಂಕರಾಚಾರ್ಯ ಅದನ್ನು ಒಪ್ತಾರೆ, ಭಕ್ತಿ ಸಾಗ್ರಿ ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಅವ್ರ ಮಾತಿದೆ. ಮೋಕ್ಷ ಸಾಧನ ಮಾಡ್ತಕ್ಕಂಥ ಎಷ್ಟೋ ಅಂಶಗಳಲ್ಲಿ ಯಾವುದು ಭಾರಿ ದೊಡ್ಡದು, ಭಕ್ತಿರೇ ದೊಡ್ಡದು, ಈ ಮಾತನ್ನು ಹೇಳ್ತಾರೆ. ಆದರೆ ಅದು ವೇಗಾಗಿದೆ, ಇವರು ಸ್ಪಷ್ಟವಾಗಿ ಹೇಳ್ತಾರೆ ಭಕ್ತಿಗೆ ಭಾರಿ ದೊಡ್ಡ ಸ್ಥಾನ ಇದೆ. ಆದರೆ ಮತ್ತೆ ಎರಡು ಭಾಗ ಮಾಡ್ತಾರೆ, ವಿಷ್ಣು ಪರಬ್ರಹ್ಮ. ಈ ಬ್ರಹ್ಮ ಜೀವರೆಲ್ಲ ಆ ಥರ ಶರೀರ, ಜಡಗಳೆಲ್ಲ ಆ ಥರ ಶರೀರ. ಜೀವರಲ್ಲೂ ಎರಡು ಭಾಗ ಇದ್ದಾರೆ, ನಿತ್ಯ ಮುಕ್ತರಾದ ಜೀವರು ಅಂತ ಒಂದು ಗುಂಪಿದೆ, ಮತ್ತು ಸಂಸಾರಿ ಜೀವರು ಅಂತ ಮುಂದೆ ಮುಕ್ತರಾಗೋ ಗುಂಪು ಅಂತದೆ. ಎರಡು ಗುಂಪನ್ನು ಮಾಡ್ತಾರೆ. ನಿತ್ಯ ಮುಕ್ತರು ಯಾರು ಅಂತ ಕೇಳಿದರೆ ಗರುಡ ಶೇಷ ಮೊದಲಾದವುಗಳೆಲ್ಲ ನಿತ್ಯ ಮುಕ್ತರು. ನಮ್ಮಲ್ಲಿ ನಿತ್ಯ ಮುಕ್ತರು ಯಾರು? ನಿತ್ಯ ಮುಕ್ತರು ಯಾರು ನಮ್ಮಲ್ಲಿ? ಲಕ್ಷ್ಮೀನಾರಾಯಣ ರಿಬ್ರೆ ಅವರಲ್ಲಿ ಇವರೆಲ್ಲ ನಿತ್ಯ ಮುಕ್ತರು. ಗರುಡ ಶೇಷ ವಾಯುದೇವರಿಗೆ ಪ್ರಾಧಾನ್ಯ ಕೊಡೋದಿಲ್ಲ, ವಾಯುದೇವರಿಗೆ ಅವರು ಬಹಳ ಲೀಸ್ಟ್ ಪೊಸಿಷನ್ ಕೊಡ್ತಾರೆ. ಆದರೆ ಇವರಿಗೆ ಒಳ್ಳೆ ಉನ್ನತ ಸ್ಥಾನವನ್ನು ಕೊಡ್ತಾರೆ. ಲಕ್ಷ್ಮೀದೇವಿ ಪರಮಾತ್ಮನ ಒಂದು ಭಾಗ ಇದ್ದ ಹಾಗೇನೆ ಗೌರವ ಕೊಡ್ತಾರೆ, ನಾರಾಯಣದ ಲಕ್ಷ್ಮೀನೇ ಅದನ್ನು ಒಪ್ತಾರೆ. ಆದರೆ ಉಳಿದವರೆಲ್ಲ ಕೂಡ ಆತ್ಮ ಎಸತ್ ಎಲ್ಲರ ಸ್ಟೇಟಸ್ಸು ಒಂದು ಈಕ್ವಲ್. ಅದು ಎಲ್ಲ ಜೀವರಿಗೆ ಎಷ್ಟು ಜ್ಞಾನ ಇದೆ ಅಂದರೆ ಬ್ರಹ್ಮನಷ್ಟೇ ಜ್ಞಾನ ಇದೆ, ಗೊತ್ತಾಯ್ತಾ? ಆನಂದನೂ ಅಷ್ಟೇ ಇದೆ. ಅದಾದ್ರೆ ಈಗ ಗೊತ್ತಾಗ್ತಾ ಇಲ್ಲ, ಮುಕ್ತಿ ಅಂದರೆ ಏನು ಗೊತ್ತಾಗಿಲ್ಲ. ಮುಕ್ತಿಗೆ ಹೋಗಿಬಿಟ್ರೆ ಸಂಸಾರ ಪ್ರಕೃತ ದೇಹ ಹೋಗಿಬಿಡುತ್ತೆ. ಅಲ್ಲಿ ಎಂಥ ಆನಂದ ನಮಗೆ ಸಿಗುತ್ತೆ ಅಂದರೆ ಬ್ರಹ್ಮನಿಗೆ ಸಮಾನವಾದ ಆನಂದ ಸಿಗುತ್ತೆ. ಇದು ಅವ್ರ ವಾದ, ಬ್ರಹ್ಮನಿಗೆ ಸಮಾನವಾದ ಆನಂದ ಸಿಗುತ್ತೆ. ಆನಂದ ಸಾಮ್ಯವಾದ ವಿಷ್ಣು ಸರ್ವೋತ್ತಮತ್ವ ಕಾಮನ್, ಭಕ್ತಿನ ಒಪ್ಕೊಂಡ್ರು ಕಾಮನ್. ಭಕ್ತಿಯಲ್ಲಿ ಎರಡು ಭಾಗ ಮಾಡ್ತಾರೆ, ಬರೀ ಭಕ್ತಿ ಬೇರೆ ಪ್ರಪತ್ತಿ ಅಂತ ಒಂದು ಭಾಗ ಇದೆ. ಭಕ್ತಿ ಮತ್ತು ಪ್ರಪತ್ತಿ ಅಂತ ಎರಡು ಭಾಗ. ಪ್ರಪತ್ತಿ ಅಂದ್ರೆ ಏನು? ದೇವರಿಗೆ ಸಂಪೂರ್ಣವಾಗಿ ಶರಣಾಗಿ ಬಿಡೋದು ಏನಂತ ಕರೀತಾರೆ? ಪ್ರಪತ್ತಿ, ಶರಣಾಗತಿ. ನನಗೇನು ಗೊತ್ತಿಲ್ಲ, ಯು ಆರ್ ಗ್ರೇಟ್, ಟೋಟಲಿ ಒಪ್ಸ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಶರಣಾಗತಿ. ಇನ್ನು ಶಾಸ್ತ್ರ ಓದಿ ಎಲ್ಲ ಫಾಲೋ ಮಾಡಿ ಭಕ್ತಿ ಮಾಡಿದರೆ ಅನ್ನೋದು ಭಕ್ತಿ ಅದು. ಎರಡರಲ್ಲಿ ಯಾವ ಶ್ರೇಷ್ಠ ಆದರೆ ಪ್ರಪತ್ತಿ ಭಾರಿ ಶ್ರೇಷ್ಠ. ಪ್ರಪತ್ತಿ ಭಾರಿ ಶ್ರೇಷ್ಠ. ಪ್ರಪತ್ತಿಗೆ ಆಲ್ ಆರ್ ಎಲಿಜಿಬಲ್, ಪ್ರಪತ್ತಿಗೆ ಎಲ್ಲರೂ ಎಲಿಜಿಬಲ್. ಅದಕ್ಕೆ ಯಾವ ಅರ್ಹತೆಗಳು ಬೇಕಿಲ್ಲ, ದೇವರನ್ನ ಒಪ್ಕೊಂಡು ಒಪ್ಸ್ಕೊಂಡ್ಬಿಟ್ರೆ ಸಾಕಾಯ್ತು. ಇಷ್ಟ ಪ್ರಪತ್ತಿ ಮಾಡಿದ ಎಲ್ಲರೂ ಕೂಡ ಮೋಕ್ಷಕ್ಕೆ ಹೋಗೇ ಹೋಗ್ತಾರೆ. ಮತ್ತು ಅವರಲ್ಲಿ ಜೀವತ್ರೈವಿಧ್ಯವೆಲ್ಲ ಇಲ್ಲ, ಎಲ್ಲ ಜೀವರು ಮುಕ್ತಿಯೋಗ್ಯರೇ, ಎಲ್ಲರಿಗೂ ಮುಕ್ತಿ ಆಗೇ ಆಗುತ್ತೆ. ಮತ್ತು ಎಲ್ಲರೂ ಸಮಾನವಾದ ಮುಕ್ತಿ ಆಗುತ್ತೆ. ಮತ್ತೆ ಮುಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ. ಸಾಹಿತ್ಯಾದಿ ವ್ಯತ್ಯಾಸ ಇದ್ದರೂ ಕೂಡ ಆನಂದ ಅನುಭವದ ಬಗ್ಗೆ ಮಾತ್ರ ವ್ಯತ್ಯಾಸ ಇಲ್ಲ. ಅದಕ್ಕೆ ಆನಂದ ಸಾಮ್ಯವಾದಿಗಳು ಅಂತ ಅವ್ರಿಗೆ ಹೆಸರು. ತಾರತಮ್ಯ ಒಪ್ಪೋದಿಲ್ಲ ಜೀವರಲ್ಲಿ, ದೇವರ ಯಾರಲ್ಲೂ ತಾರತಮ್ಯ ಒಪ್ಪೋದಿಲ್ಲ. ಮತ್ತು ಮೋಕ್ಷದಲ್ಲಿ ಆನಂದ ತಾರತಮ್ಯನೂ ಒಪ್ಪೋದಿಲ್ಲ. ಇದವರ ಸ್ಥೂಲವಾದಂಥ ಅವರ ಮತದ ಪ್ರಕ್ರಿಯೆ. ಅವರೇನು ಮಾಡಿದ್ದಾರೆ ಈಗ? ಅಲ್ಲ, ಬರೀ ದ್ವೈತ ಯಾಕೆ ಹೇಳೋದಿಲ್ಲ ಅಂದರೆ ನೋಡಿ, ಅದ್ವೈತ ವಾಕ್ಯ ಹೇಳಿದೆಯಲ್ಲ, ಅದು ಸುಳ್ಳಾಗಬಾರ್ದು. ಅದ್ವೈತ ಹೇಳಿದರೆ ದ್ವೈತ ವಾಕ್ಯಗಳು ಸುಳ್ಳಾಗಬಾರ್ದು. ಅದು ಎರಡು ಸೇರಿಸ್ಬಿಟ್ಟಾಗ ಏನಾಗುತ್ತಾಗ? ನಾವು ವೇದಕ್ಕೆ, ಅವರೊಂದು ಮಾತಿದೆ, ವೇದಕ್ಕೆ ಪೂರ್ಣ ನ್ಯಾಯ ಸಲ್ಲಿಸಿದವರು ನಾವು ಅಂತ ಹೇಳ್ತಾರೆ. ವೇದ ಪೂರ್ಣ ನ್ಯಾಯ ಸಲ್ಲಿಸಿದವರು, ಯಾಕೆ ಅಭೇದ ವಾಕ್ಯಗಳನ್ನು ಬಿಡಲಿಲ್ಲ, ಭೇದ ವಾಕ್ಯಗಳನ್ನು ಬಿಡಲಿಲ್ಲ, ಎರಡು ಸೇರಿಸಿ ಅದ್ವೈತ ಹೇಳಿದ್ರಿಂದ ನಮ್ಮಷ್ಟು ಲಾಯೆಲ್ಲ ಯಾರು ಹೇಳಲಿಲ್ಲ. ಅದ್ವೈತಗಳು ಏನು ಮಾಡಿಬಿಟ್ರು? ಭೇದ ವಾಕ್ಯಗಳನ್ನೆಲ್ಲ ಕೃಷ್ಣಾರ್ಪಣೆ ಮಾಡಿದರು, ಅಭೇದ ವಾಕ್ಯ ಮಾತ್ರ ಇಟ್ಕೊಂಡ್ರು. ದ್ವೈತಗಳೇನು ಮಾಡಿದರು? ಅಭೇದ ವಾಕ್ಯ ಕೃಷ್ಣಾರ್ಪಣೆ ಮಾಡಿದರು, ಭೇದ ವಾಕ್ಯ ಇಟ್ಕೊಂಡ್ರು. ಹಾಗಲ್ಲ, ಎರಡನ್ನೂ ಇಟ್ಕೊಂಡ್ಬಿಟ್ಟಿದ್ದೆ. ಇದು ಅವ್ರು ಕ್ಲೇಮ್ ಮಾಡ್ತಾರೆ, ಇದು ಅವ್ರ ವಾದ. ಇದು ಮುಂದೆ ಅವರ ಮತದಲ್ಲಿ ಬಹಳ ಪ್ರಸಿದ್ಧರಾಗಿ ಬಂದಿದ್ದು ವೇದಾಂತ ದೇಶಿಕರು. ರಾಮಾನುಜಾಚಾರ್ಯ ಆದಮೇಲೆ ತುಂಬ ಪ್ರಸಿದ್ಧರ ವೇದಾಂತ ದೇಶಿಕರು, ಬಹಳ ದೊಡ್ಡ ವಿದ್ವಾಂಸರು. ಅದರಲ್ಲಿ ವಾಚಸ್ಪತಿ ಮಿಶ್ರರು ಬಂದರು, ಅವರು ಭಾರಿ ವಿದ್ವಾಂಸ. ಆಮೇಲೆ ವಿದ್ಯಾರಣ್ಯರು, ಆಮೇಲೆ ಅದರಲ್ಲಿ ಬಂದ ಅಪ್ಪಯ್ಯ ದೀಕ್ಷಿತರು. ಮೂರು ಘಟ್ಟದಲ್ಲಿ ಅದ್ವೈತ ಮತದಲ್ಲಿ ಆಪ್ತ ಶಂಕರಾಚಾರ್ಯರು ಹೆಚ್ಚು ಪ್ರಭಾವಿಗಳೆನಿಸಿದ್ದು ಮೂರು ಜನ. ಇನ್ನೂ ತುಂಬ ಜನ ಇದ್ದಾರೆ, ಪ್ರಧಾನ ಅತಿ ಪ್ರಧಾನರು ಮೂರು ಜನ. ಇವರಲ್ಲಿ ಅತಿ ಪ್ರಧಾನರು ಅಂತ ಹೇಳಿದರೆ ವೇದಾಂತ ದೇಶಿಕರು. ಅನಂತರಕ್ಕೆ ಅವರು ಬಂದಿದ್ದಾರೆ, ಆದರೆ ಅತಿ ಹೆಚ್ಚು ಮಾಡಿದವರು ಇವರು ರಾಮಾನುಜಾಚಾರ್ಯ ಆದರೆ ವೇದಾಂತ ದೇಶಿಕರೇ. ಮುಂದಿನ ರಂಗರಾಮಾಧಿಕಾರೆಲ್ಲ ಬಂದಿದ್ದರೂ ಕೂಡ ಆ ಮಟ್ಟಿನ ಕಾಂಟ್ರಿಬ್ಯೂಷನ್ ಇಲ್ಲ. ಇದು ವೇದಾಂತ ವಿಶಿಷ್ಟಾದ್ವೈತ ಮತದ ಒಂದು ಸ್ಥೂಲ ವಿಚಾರ. ಅವರಲ್ಲಿ ದೇವರ ಬಗ್ಗೆ ಇನ್ನೊಂದು ಕಾನ್ಸೆಪ್ಟ್ ಅಂದರೆ ದೇವರು ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ, ಸಂಶಯವೇ ಇಲ್ಲ. ಆದರೆ ದೇವರಿಗೂ ದೇವರ ಗುಣಗಳಿಗೂ ಕೂಡ ಅಭೇದ ಸಂಬಂಧ ಇಲ್ಲ, ಅಭೇದ ಸಂಬಂಧ ಇಲ್ಲ. ಯಾವಾಗಲೂ ಜೊತೆಗಿರುತ್ತೆ ಅನ್ನೋ ಸಂಬಂಧ ಇಲ್ಲ. ದೇವರ ಯಾವ ಗುಣಗಳನ್ನು ದೇವರು ಬಿಟ್ಟಿರೋದಿಲ್ಲ. ಆದರೆ ದೇವರು ದೇವರ ಗುಣಗಳು ಒಂದಲ್ಲ. ಈ ಒಂದು ವ್ಯತ್ಯಾಸವನ್ನು ಹೇಳುತ್ತಾರೆ. ಭಕ್ತಿನ ಒಪ್ತಾರೆ, ತಾರತಮ್ಯ ಒಪ್ಪೋದಿಲ್ಲ. ನೆನಪಿರು, ತಾರತಮ್ಯ ಒಪ್ಪೋದಿಲ್ಲ. ಮತ್ತು ಆಚಾರ್ಯರಿಗೆ ವಾಯುದೇವರಿಗೆ ವಿಶೇಷ ಸ್ಥಾನ ಇಲ್ಲ, ಆ ಸ್ಥಾನ ಗರುಡಶೇಷಾದಿಗಳಿಗೆ ಕೊಟ್ಬಿಟ್ಟಿದ್ದಾರೆ. ಇದು ಅವರ ಕೆಲವು ಮತದ ಸೂಕ್ಷ್ಮ ಭಾಗ. ಮತ್ತು ಅವರು ಇನ್ನೇನು ಮಾಡಿದರು ಅಂದರೆ, ಅವರ ಅತಿ ದೀರ್ಘಕಾಲ ಇದ್ದವರು ಅವರು ಲೋಕದೃಷ್ಟಿಯಲ್ಲಿ, ಭೂಲೋಕದಲ್ಲಿ ಅತಿ ದೀರ್ಘಕಾಲ ಆಚಾರ್ಯ ಪದವಿಯಲ್ಲಿ ಇದ್ದದ್ದು ಅಂತೇಳಿ ರಾಮಾನುಜಾಚಾರ್ಯರೇ. ಶಂಕರಾಚಾರ್ಯದ 32 ವರ್ಷ, ಇವ್ರದ್ದು 124 ವರ್ಷ ಸಮಥಿಂಗ್, 124 ಮತ್ತು ಸಮಥಿಂಗ್ ಇದರದ್ರಿಂದ ಅತಿ ಹೆಚ್ಚು ಕಾಲ ಇದೆ. ಆಚಾರ್ಯ ಬಗ್ಗೆ ಪ್ರಶ್ನೆ ಬರೋದಿಲ್ಲ, ಅವ್ರು ಇವತ್ತಿಗೂ ಇದ್ದಾರೆ ಅಂದರೆ ಈ ಲೆಕ್ಕದಲ್ಲಿ ಸೇರೋದಿಲ್ಲ. ಆ ಲೋಕದೃಷ್ಟಿಯಲ್ಲಿ 80 ವರ್ಷ ಆಚಾರ್ಯ ಲೋಕದೃಷ್ಟಿಯಲ್ಲಿ. ಇಷ್ಟು ಸಾಮಾನ್ಯವಾದ ಅಂಶಗಳಾದರೆ ಇನ್ನು ಬರೋದ್ ನೆಲೆಗೆ ಬರ್ತೀವಿ ನಾವೀಗ. ದ್ವೈತ ಮತಕ್ಕೆ ಬರ್ತೇವೆ. ದ್ವೈತ ಮತ ರಾಮಾನುಜಾಚಾರ್ಯರು ಬ್ರಹ್ಮಸೂತ್ರಗಳಿಗೂ ಭಾಷ್ಯ ಬರೆದರು, ಭಗವದ್ಗೀತೆಗೂ ಭಾಷ್ಯ ಬರೆದರು, ಉಪನಿಷತ್ತುಗಳಿಗೆ ಬರಲಿಲ್ಲ. ಅವರು ನೆನಪಿರಬೇಕು, ಬ್ರಹ್ಮಸೂತ್ರ ಪ್ರಸ್ತಾರತ್ರಯಕ್ಕೂ ಭಾಷ್ಯ ಬರೆದವರು ಶಂಕರಾಚಾರ್ಯರು. ಅದರಲ್ಲಿ ಗೀತಾ ಮತ್ತು ಬ್ರಹ್ಮಸೂತ್ರ ಮಾತ್ರ ಬರೆದಿದ್ದು ರಾಮಾನುಜಾಚಾರ್ಯರು. ಗ್ರಂಥಗಳ ಸಂಖ್ಯೆ ದೃಷ್ಟಿಯಿಂದ ಶಂಕರಾಚಾರ್ಯ ಸಂಖ್ಯೆಗಳ ಸಂಖ್ಯೆ ಜಾಸ್ತಿ, ರಾಮಾಚಾರ್ಯ ಸಂಖ್ಯೆಗಳ ಸಂಖ್ಯೆ ಕಡಿಮೆ. ಆದರೆ ಅದರಲ್ಲಿ ಅವರು ಬರೆದ ಗ್ರಂಥಗಳಲ್ಲಿ ಉಪನಿಷತ್ತುಗಳು ಪೂರ್ತಿ ಮಿಸ್ಸಿಂಗ್. ಆದರೆ ಅವ್ರು ಏನು ಮಾಡಿದರು, ಅದಕ್ಕೆ ಮಿಸ್ ಆಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಮತ್ತೊಂದು ಗ್ರಂಥ ಬರೆದರು, ವೇದಾರ್ಥ ಸಂಗ್ರಹ ಅಂತ ಗ್ರಂಥ ಬರೆದಿದ್ದಾರೆ. ವೇದಾರ್ಥ ಸಂಗ್ರಹ ಅನ್ನೋ ಗ್ರಂಥದೊಳಗೆ ಉಪನಿಷತ್ತಿನ ಬಗ್ಗೆ ಏನೇನು ಹೇಳಬೇಕು ಅಂತ ಅಲ್ಲಿ ಹೇಳಿಬಿಡ್ತಾರೆ ಪ್ರತ್ಯೇಕವಾಗಿ. ಆ ದೃಷ್ಟಿಯಿಂದ ಅದು ದೋಷ ಅಲ್ಲ ಅಂತ ಅವರು ಅನುಯಾಯಿಗಳು ಭಾವಿಸ್ತಾರೆ, ಅದು ದೋಷ ಏನೂ ಅಲ್ಲ ಅಂತ. ಇದು ರಾಮಾನುಜ ಮತದ ಒಂದು ಸ್ಥೂಲ ಪರಿಚಯ. ಇನ್ನು ಮಧ್ವಮತಕ್ಕೆ ಬಂದರೆ, ಇವರದ್ದು 1200 to 1280 ಮಧ್ವಾಚಾರ್ಯರ ಕಾಲ. ಇವರಿಗೆ ಮೊದಲನೇದಾಗಿ ಮಧ್ವಾಚಾರ್ಯರಿಗೆ ರಾಮಾನುಜಾಚಾರ್ಯ ಬ್ಯಾಕ್ಗ್ರೌಂಡ್ ಇತ್ತು, ನಾಥಮುನಿಗಳು ಯಮನಾಚಾರ್ಯ ಎಲ್ಲ ಇದ್ದರು, ಶಂಕರಾಚಾರ್ಯ ಬ್ಯಾಕ್ಗ್ರೌಂಡ್ ಇತ್ತು. ಆದರೆ ಮಧ್ವಾಚಾರ್ಯ ಯಾವ ಬ್ಯಾಕ್ಗ್ರೌಂಡು ಇರಲಿಲ್ಲ. ಫಸ್ಟ್ ನಾನು ನೆನಪಿರಬೇಕಾದ ಅಂಶ, ಅವರೊಬ್ಬರೇ ಮಾಡಬೇಕಾಗಿತ್ತೆ ಹೊರತು ಹಿಂದೆ ರೆಡಿಮೇಡ್ ಅಂಬರು ಯಾವುದೂ ಇರಲಿಲ್ಲ ಅವರು. ಮತ್ತು ಇವರೆಲ್ಲ ಇದಾದಾಗ ಒಂದು ಹಂತದಲ್ಲಿ ಸನ್ಯಾಸ ತಗೊಂಡಾದಾಗ ಬೇರೆ ಬೇರೆ ಸನ್ನಿವೇಶ ಆಚಾರ್ಯ ಯಾವುದೂ ಇರಲಿಲ್ಲ. ತಂದೆಗೆ ಗೊತ್ತಿರಲಿಲ್ಲ, ಒಂದು ದ್ವೈತ ಮತ ತಂದೆಗೆ ಗೊತ್ತಿರಲಿಲ್ಲ, ತೋಟದಲ್ಲ ಗುರುಗಳಿಗೆ ಗೊತ್ತಿರಲಿಲ್ಲ, ಆಚಾರ ಕೂಡ ಅಚ್ಯುತ ಪೇಶರಿಗೆ ಗೊತ್ತಿರಲಿಲ್ಲ, ಸಹಪಾಠಿಗಳಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಪೂರ್ತಿ ಮಾಡಬೇಕಾಗಿದ್ದು ಮಧ್ವಾಚಾರ್ಯ. ಹೇಗೆ ಅಂದರೆ ಬೆಂಗಳೂರಲ್ಲಿ ಅಡುಗೆ ಮಾಡೋದಕ್ಕೂ ಬದಿರೆಯಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಆಗೋ ಹಾಗೆ. ಬದಿರೆಯಲ್ಲಿ ಹೋಗಿ ಸ್ವೀಟ್ ಮಾಡಿ ಅಂತ ಹೇಳಿದ್ರೆ ಅನ್ನ ಬೇಯಿಸೋದೇ ಕಷ್ಟ, ಸ್ವೀಟ್ ಏನು ಮಾಡ್ತಾನೆ ಆ ಥರ. ಅಲ್ಲಿ ಮಾಡ್ಬೇಕಾದ್ರೆ ಏನಾಗಬೇಕೀಗ, ಜಾಗದಿಂದ ಶುರು ಮಾಡಿ ಎಲ್ಲದನ್ನು ಮಾಡಬೇಕು. ಇಲ್ಲಿ ಎಲ್ಲ ರೆಡಿಮೇಡ್ ಕ್ಯಾಟ್ರಿಂಗ್ ಬೇಕಾದ್ರೆ ಮಾಡಿಸ್ಬಿಡೋದು ಬೆಂಗಳೂರಿನ ಕುತ್ಕೊಂಡ್ಬಿಟ್ರೆ, ಅಲ್ಲಿ ಅವೆಲ್ಲ ಮಾಡೋಕ್ಕಾಗೋದಿಲ್ಲ. ಆ ಟೈಪ್ ಭದ್ರಾಚಾರ ಸಾಧನೆ ಹೇಗಿತ್ತು ಅಂದರೆ ಎ ಟು ಝೆಡ್ ಅವರೇ ಮಾಡಬೇಕಾಗಿತ್ತು. ಜೊತೆಗೆ ಬ್ರಹ್ಮಸೂತ್ರಗಳಿಗೂ ಭಾಷ್ಯ, ಉಪನಿಷತ್ತುಗಳಿಗೂ ಭಾಷ್ಯ, ಅನಂತರ ಗೀತೆಗೂ ಭಾಷ್ಯ, ಇತ್ತು ನಿಂತೋಗಿತ್ತು. ಮಹಾಭಾರತಕ್ಕೆ ಭಾಷ್ಯ, ತಾತ್ಪರ್ಯ ನಿರ್ಣಯ, ಭಾಗವತಕ್ಕೆ ತಾತ್ಪರ್ಯ ನಿರ್ಣಯ, ತಂತ್ರಶಾಸ್ತ್ರ, ಅದು ಎಲ್ಲದನ್ನೂ ಕವರ್ ಮಾಡಿದ್ದು ಭದ್ರಾಚಾರ. ಗ್ರಂಥಗಳ ಮೊದಲನೇದಾಗಿ ಬ್ಯಾಕ್ಗ್ರೌಂಡ್ ಇಲ್ಲ, ಲೋಕದೃಷ್ಟಿಯಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲ. ಅನ್ನ ಮಾಡಿದ ಕೆಲಸ ಮಾತ್ರ ಅವೆಲ್ಲಕ್ಕಿಂತ ಹೆಚ್ಚು ಅಲ್ಯೂಮಿನಸ್ಟೇ ಮಾಡಿದ್ದು ಮಧ್ವಾಚಾರ್ಯ ಫಸ್ಟ್. ಗೊತ್ತಾಯ್ತಾ? ತಂದೆನ ಕನ್ವಿನ್ಸ್ ಮಾಡಬೇಕು, ಗುರುವನ್ನ ಕನ್ವಿನ್ಸ್ ಮಾಡಬೇಕು, ಆಶ್ರಮ ಗುರುನ ಕನ್ವಿನ್ಸ್ ಮಾಡಬೇಕು, ಜೊತೆಗಿದ್ದವರೆಲ್ಲ ಕನ್ವಿನ್ಸ್ ಮಾಡಬೇಕು, ಅಂತಹ ಜವಾಬ್ದಾರಿ ಇತ್ತು. ಮತ್ತೆ ಅವ್ರಿಗೆ ಏನಾಗಿತ್ತು ಗೊತ್ತಾ? ಅದ್ವೈತ ಮತ್ತವ್ರ ಒಂದು ಖುಷಿ ಏನಿತ್ತು ಅಂದರೆ ಯಾವ ಬೇರೆ ಫಿಲಾಸಫಿ ಇರಲಿಲ್ಲ, ಆದ್ದರಿಂದ ಡೈರೆಕ್ಟ್ ಹೇಳ್ಕೊಂಡು ಸಾಕಾಗ್ತಿತ್ತು. ಇವ್ರಿಗೆ ಹಾಗಲ್ಲ, ಅದ್ವೈತಕ್ಕೆ ಉತ್ತರ ಕೊಡಬೇಕು, ವಿಶಿಷ್ಟಾದಕ್ಕೆ ಉತ್ತರ ಕೊಡಬೇಕು, ಸಿಂಗಲ್ ಹ್ಯಾಂಡೆಡಾಗಿ ಹೇಳಬೇಕಾಗಿತ್ತು. ಇದನ್ನು ಮಧ್ವಾಚಾರ್ಯ ಮಾಡ್ತಾ ಬಂದರು. ಅನಂತರ ಅವರು ಬರೆದ ಗ್ರಂಥಗಳು ಸರ್ವಮೂಲ ಗ್ರಂಥಗಳು ಅಂದರೆ 37 ಗ್ರಂಥಗಳು. ಜೊತೆಗೆ ಒಂದು ಬ್ರಹ್ಮಸೂತ್ರ ಒಂದರ ಮೇಲೆ 4 ಗ್ರಂಥ ಬರೆದವರು ಮಧ್ವಾಚಾರ್ಯ ಒಬ್ಬರೇ. ಪ್ರತಿ ಉಪನಿಷತ್ತುಗಳು ಭಾಷ್ಯವನ್ನು ಬರೆದರು, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಅಂತ ಗೀತೆಯ ಮೇಲೆ 2 ಗ್ರಂಥಗಳನ್ನು ಬರೆದರು. ಇನ್ನೂ ಬಹಳ ಆಶ್ಚರ್ಯ ಅಂದರೆ ಋಗ್ವೇದಕ್ಕೆ ಯಾರೂ ಬರೆದಿಲ್ಲ ಮಧ್ವಾಚಾರ್ಯರು ಮೊದಲು. ಋಗ್ವೇದಕ್ಕೆ ಶಂಕರಾಚಾರ್ಯರು ಬರಲಿಲ್ಲ, ಮತ್ತು ಬರಲಿಕ್ಕೆ ಕಾರಣ ಇಲ್ಲ ಅಂತ ಹೇಳಿಬಿಟ್ರು ಅವರು. ಕರ್ಮಕಾಂಡ ಆದ್ದರಿಂದ ಅದು ಬೇಕಾಗಿಲ್ಲ ಅಂತ ನಿಷ್ಕಾರಣ ಮಾಡಿದರು. ಇವರು ಕೂಡ ಹಾಗೆ ಮಾಡಿದರೆ ಇವರು ಭಾಷ್ಯ ಬರಲಿಲ್ಲ. ಫಸ್ಟ್ ಟೈಮ್ ಋಗ್ವೇದಕ್ಕೆ ಭಾಷ್ಯ ಬರೆದಿದ್ರು ಮಧ್ವಾಚಾರ್ಯ ಒಬ್ಬರೇನೆ. ಇನ್ ಜನರಲ್ ಇನ್ನೂ ಹೇಳೋದಾದರೆ ವೇದ ಭಾಷೆ, ವೇದಗಳು ಪ್ರಮಾಣ, ಉಪನಿಷತ್ತುಗಳಂತೇನೆ ಪ್ರಮಾಣ, ಜ್ಞಾನಕಾಂಡ ಕರ್ಮಕಾಂಡ ಅಂತ ಭೇದ ಮಾಡಬಾರದು. ಎಲ್ಲ ವೇದಗಳು, ಎಲ್ಲ ಉಪನಿಷತ್ತುಗಳು, ಎಲ್ಲ ಶಾಸ್ತ್ರಗಳು ಕೂಡ ಒಂದೇ ತತ್ವ ಹೇಳುತ್ತೆ, ನೆನಪಿರಬೇಕು. ಎಲ್ಲ ತತ್ವಗಳು, ಬರೀ ಗೀತಾ ಉಪನಿಷತ್ತು ಬ್ರಹ್ಮಸೂತ್ರಗಳಲ್ಲ, ಜಗತ್ತಿನಲ್ಲಿ ಏನೇನು ಶಾಸ್ತ್ರ ಪ್ರಪಂಚ ಅಂತಿದೆ ಅದೆಲ್ಲವೂ ಒಂದೇ ವಿಚಾರ ಹೇಳುತ್ತೆ ಹೊರತು ಅದುಗಳ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹತತ್ವಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಯಾವ ಶಾಸ್ತ್ರಲ್ಲೂ ವಿರೋಧವೇ ಇಲ್ಲ ಅಂತ ತೋರಿಸಿಕೊಟ್ಟಿದ್ದು ಮಧ್ವಾಚಾರ್ಯ. ತಮಾಷೆ, ಹಿಂದೆ ಯಾವ ಬ್ಯಾಕ್ಗ್ರೌಂಡೂ ಇರಲಿಲ್ಲ. 8 ವರ್ಷದಲ್ಲಿ ಅವರು ದೊಡ್ಡ ದೊಡ್ಡ ವಾದಿಗಳನ್ನು, 10 ವರ್ಷ ಆಗಿತ್ತು ಆಚಾರ್ಯರಿಗೆ. ವಾಸುದೇವ ಪಂಡಿತ ಅಂತ ಒಬ್ಬ ವಾದಿ ಬಂದ, ಅವನಿಂದ ದೊಡ್ಡ ಬೆಟಾಲಿಯನ್ ಇತ್ತು. 10 ವರ್ಷದ ಹುಡುಗ ಇವರು, ಅವರೆಲ್ಲ ಸೀನಿಯರ್ ಮೋಸ್ಟ್ ಪಂಡಿತರುಗಳು, ಎಲ್ಲ ಕಡೆ ಎಸ್ಟಾಬ್ಲಿಷ್ ಆದವರು. ಅವನು ಪೂರ್ತಿಯಾಗಿ ಸೋಲಿಸಿಬಿಡ್ತಾರೆ, ಅದು ಒಂದು ಶುರುವಾಯಿತು. ಇನ್ನು ಪಾಠಕ್ಕೆ ಕೊಡ್ತಾರೆ, ಇಷ್ಟಸಿದ್ಧಿ ಅಂತಕ್ಕಂಥ ಪಾಠ ಹೇಳ್ತಾರೆ ಗುರುಗಳು, ಹೇಳ್ಕೊ ಶುರು ಮಾಡ್ತಾರೆ. ಮೊದಲೇ ಶ್ಲೋಕ ಓದ್ತಾರೋ, ಜ್ಞಾನಭೂತಿ ರಜಾಮೇಯ ಅನಂತಾತ್ಮಾನಂದ ವಿಗ್ರಹ ಜಗದಾದಿ ಮಹಾಮಾಯ ಚಿತ್ತಭಿತ್ತಿಂ ನಮಾಮಿತಾಂ ಓದಬೇಕು ಅಂತ ಹೇಳ್ಕೊಡ್ತಾರೆ 10 ವರ್ಷ ಆಚಾರ್ಯರಿಗೆ. ತಕ್ಷಣ ಆಚಾರ್ಯ ಕೇಳ್ತಾರೆ, ಸ್ವಾಮಿ ಈ ಶ್ಲೋಕದಲ್ಲಿ ಎಷ್ಟು ಅಕ್ಷರಗಳಿವೆ? 32 ಅಕ್ಷರ ಇದೆ ಸ್ವಾಮಿ. ಗುರುಗಳೇ ತಪ್ಪಿವೆ, ಎಷ್ಟು ನಿಮ್ಗೆ ಗೊತ್ತಾ ಇದರಲ್ಲಿ 32 ತಪ್ಪಿವೆ ಅಂತ ಹೇಳ್ತಾರೆ. ಶಾಖು ಅಚ್ಚುತ ಪ್ರೇಕ್ಷರಿಗೆ, ಆದ್ರೆ ಒಂದೂ ತಪ್ಪಿಲ್ಲ ಅಂತ ಅವ್ರು ತಿಳ್ಕೊಂಡ್ರೆ 32 ತಪ್ಪಿವೆ ಅಂತ ಹೇಳ್ತಾರೆ. ತೋರಿಸ್ಬಿಡ್ತಾರೆ, ಗಾಬರಿ ಆಗ್ಬಿಡ್ತಾರೆ. ಅದು ಇವತ್ತಿಗೂ ಓದ್ತಾರೆ ಗ್ರಂಥನ, ಅದ್ವೈತ ಮತ್ತಲ್ಲಿ ಸ್ಟ್ಯಾಂಡರ್ಡ್ ವರ್ಕ್ ಅದು. ಆಚಾರ್ಯ ಅದನ್ನು ಖಂಡನೆ ಮಾಡ್ತಾರೆ, 32 ದೋಷವನ್ನು ತೋರಿಸ್ತಾರೆ. ಅನಂತರ ಭಾಗವತ ಪುರಾಣ ಹೇಳ್ತಾ ಇರ್ತಾರೆ ಗುರುಗಳು, ರೀಡಿಂಗ್ ವ್ಯತ್ಯಾಸ ಆಗುತ್ತೆ, ಒಬ್ಬ ಶಿಷ್ಯ ಒಂದು ಓದ್ತಾ ಇನ್ನೊಂದು ಇನ್ನೊಂದು ಓದ್ತಾನೆ. ತಕ್ಷಣ ಆಚಾರ್ಯ ಏನು ಮಾಡ್ತಾರೆ, ಗುರುಗಳಿಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಆಚಾರ್ಯ ಗುರುಗಳೇ ಸರಿಯಾದ ಪಾಠ ಅಂತ, ನಿಮ್ಗೆ ಯಾಕೆ ಗೊತ್ತು ಅಂದರೆ ಇಡೀ ಭಾಗವತ ನನಗೆ ಗೊತ್ತು ಅಂತ ಹೇಳಿ, 10 ವರ್ಷ ಅವರಿಗೆ ಇಡೀ ಭಾಗವತ ಗೊತ್ತು ಅಂತ ಹೇಳ್ತಾರೆ. ಹಾಗೆ ಬಾಯಿಪಾಠ ಹೇಳಿ ಅಂತ ಕೇಳ್ತಾರೆ, ಪಂಚಮಸ್ಕಂದ ಹೇಳ್ತಾರೆ, ಎಲ್ಲ ಹೇಳಾಕ್ಬಿಡ್ತಾರೆ. ಆಶ್ಚರ್ಯ, ಈ ರೀತಿಯಾದ ಒಂದು ಎಲ್ಲ ಶಾಸ್ತ್ರಗಳನ್ನು ಆವಿಷ್ಕಾರ ಮಾಡಿದ್ದು, ಫಸ್ಟ್ ಹ್ಯಾಂಡ್ ಹೇಳಿದ್ದು, ಅಧಿಕೃತವಾಗಿ ತಿಳಿಸಿತ್ತು ಮಧ್ವಾಚಾರ್ಯರ ಪೂರ್ವಭಾವಿ ಸಿದ್ಧತೆಗಳು. ಐತರೇ ಉಪನಿಷತ್ತು ಗುರುಗಳಿಗೆ ಗೊತ್ತಿತ್ತು, ಅರ್ಥ ಗೊತ್ತಿರಲಿಲ್ಲ. ಗುರುಗಳೇ ಸ್ವಲ್ಪ ಅರ್ಥ ಹೇಳ್ತೀನಿ ಕೇಳ್ತಾರೆ ಹೇಗಿದೆ ನೋಡಿ ಅಂತ ಹೇಳಿದಾಗ ಗುರುಗಳು ಶಾಕ್ ಆಯಿತು. ಅಂತ ಅರ್ಥ ಎಂದೂ ಕೇಳಿದ್ದಿಲ್ಲ ಅಂತ ಅರ್ಥವನ್ನು ಆಚಾರ್ಯ ಹೇಳಿಕೊಟ್ರು. ಯಾತಕ್ಕೆ ಹೇಳಿದೆ ಅಂದರೆ, ಎಲ್ಲವನ್ನು ಅವರೇ ಮಾಡಿಕೊಳ್ಬೇಕಾದ ಸನ್ನಿವೇಶ ಬಂದಿತ್ತು. ಯಾವುದನ್ನು ಕೂಡ ರೆಡಿಮೇಡ್ ಒಂದೂ ಸಿಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂದರೆ ಅದರಂಡೆ ಎಲ್ಲ ಪೊಲ್ಯೂಟ್ ಆಗೋಗ್ಬಿಟ್ಟಿತ್ತು. ಅದೆಲ್ಲ ಸರಿ ಮಾಡಿಕೊಂಡು ಬರೀ ಹೊಸ ಮನೆಯಲ್ಲಿ ಮಾಡ್ಬೋದು, ಮೈಲಿಗೆ ಮನೆ ಶುದ್ಧ ಮಾಡ್ಕೊಂಡು ಮಾಡೋದು ಇನ್ನೂ ಕಷ್ಟ. ಬೇರೆ ಯಾರೋ ಅಡುಗೆ ಮಾಡಿಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಮತ್ತೆ ಮಡಿ ಅಡುಗೆ ಮಾಡಿ 12 ಊಟ ಆಗೋಕೆ ಇನ್ನೂ ಕಷ್ಟ. ಟೈಮಿಂಗ್ಸ್ ಬೇರೆ, ಅಷ್ಟೊಳಗೆ ಮಾಡಬೇಕು ಅಂತ ಹೇಳೋದಿದೆಲ್ಲ, ಆ ಕೆಲಸ ಆಚಾರ್ಯ ಪಾಲಿಗೆ ಬಂದಿತ್ತು. ಅದನ್ನೆಲ್ಲ ಮಾಡಿದ್ರು, ಇಡೀ ದಕ್ಷಿಣ ಭಾರತ ಸಂಚಾರ ಮಾಡಿದರು, ಉತ್ತರ ಭಾರತ ಸಂಚಾರ ಮಾಡಿದರು, ಮತ್ತು ಫಸ್ಟ್ ಒಂದು ತೋರಿಸಿಕೊಟ್ರು. ಏನು ಅಂದರೆ, ಅವರೆಲ್ಲ ಏನು ಹೇಳ್ಕೊಂಡ್ರು, ಮೂಲ ಮತ ವೇದವ್ಯಾಸರೇ ನಮ್ಮದು ಮತ ವೇದವ್ಯಾಸರು ಶುಕಮುನಿಗಳು ಅಂತೆಲ್ಲ ಲಿಸ್ಟ್ ಕೊಡ್ತಾ ಬಂದರು. ಆದರೆ ಆಚಾರ್ಯ ಏನು ಮಾಡಿದ್ರು, ಸ್ವತಃ ವೇದವ್ಯಾಸ ದೇವರ ಹತ್ರನೇ ಹೋಗಿ ಅವರ ಅಪ್ಪಣೆನೇ ತಗೊಂಡು ಭಾಷ್ಯವನ್ನು ಬರೆದ ಕ್ರೆಡಿಟ್ ಇವರು. ಒಬ್ಬ ಗುರುಗಳಂತೂ ಬಾಯಲ್ ಹೇಳಿದ್ದಲ್ಲ, ಅವ್ರ ಹತ್ರ ಹೋಗಿ ಅವರನ್ನು ಕಂಡು ಗುರುಸೂತ್ರ ಭಾಷ್ಯ ಅವಿಲಂಬಿತಂ ವ್ರಜೇಹೆ ಅಂತ ಅಪ್ಪಣೆ ತಗೊಂಡು ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದಿದ್ದು ಆಚಾರ್ಯರ ವೈಶಿಷ್ಟ್ಯ. ಈಗ ಅನೇಕ ರೀತಿಯಲ್ಲಿ ಆಚಾರ್ಯರದು ಒಬ್ಬೊಬ್ಬರೇ ಮಾಡಬೇಕಾದ ಕೆಲಸವಾಗಿ ಮಾಡಲಿಕ್ಕೆ ಬಂದಿತ್ತು, ಬಹಳ ವಿಶೇಷ. ಅಷ್ಟೆಲ್ಲ ಗ್ರಂಥಗಳನ್ನು ಬರೆದು ವೇದಗಳಲ್ಲಿ ಜ್ಞಾನಕಾಂಡ ಇನ್ನು ತುಂಬ ಜನಕ್ಕೆ ಸಮಸ್ಯೆ ಇತ್ತು. ವೇದಗಳು ಎಷ್ಟು ವೇದಗಳು ವಿಷ್ಣುವನ್ನು ಹೇಳುತ್ತೆ ಅಂತ ಪ್ರಶ್ನೆ. ಆಚಾರ್ಯ ಹೇಳಿದರು ಎಲ್ಲ ವೇದಗಳು ವಿಷ್ಣುವನ್ನೇ ಹೇಳುತ್ತೆ ಅಂತ ಹೇಳಿದರು. ಅವರೇನು ಹೇಳಿದರು, ವಿಷ್ಣುವನ್ನು ಯಾವ ವೇದವಾಕ್ಯಗಳು ಹೇಳೋದಿಲ್ಲ, ಬ್ರಹ್ಮ ಯಾರು ಅವ್ರ ಪ್ರಕಾರ, ಅದ್ವೈತದ ಪ್ರಕಾರ ಅವಾಚ್ಯ, ಬ್ರಹ್ಮ ಅವಾಚ್ಯ ನಿರ್ಗುಣ. ಆಚಾರ್ಯ ಹೇಳಿದರು ಬ್ರಹ್ಮ ವಾಚ್ಯನೂ ಹೌದು ಅವಾಚ್ಯನೂ ಹೌದು, ಬ್ರಹ್ಮ ನಿರ್ಗುಣನೂ ಹೌದು ಸಗುಣನೂ ಹೌದು. ಬ್ರಹ್ಮ ವಾಚ್ಯ ಅವಾಚ್ಯ ಎರಡು ಒಂದೇ ಹೇಗಾಗುತ್ತೆ? ಕೆಲವು ಬೇಸಿಕ್ ಪ್ರಾಬ್ಲಮ್ಸ್ ಇದ್ವು, ಅದನ್ನೆಲ್ಲ ಆಚಾರ ಸಾಲ್ವ್ ಮಾಡ್ತಾ ಬಂದರು. ಒಂದು ಉದಾಹರಣೆಗೆ ಅವ್ರೇನು ಹೇಳಿದರು, ಕಣ್ಣಿಗೆ ಕಾಣೋದೆಲ್ಲ ಸುಳ್ಳು, ಶುಕ್ತಿಯನ್ನು ನೋಡಿದ್ವಿ ಬೆಳ್ಳಿ ಅಂತ ಕಾಣಿಸ್ತು, ಆಮೇಲೆ ನೋಡಿದ್ರೆ ಬೆಳ್ಳಿ ಆಗಿರಲಿಲ್ಲ ಅದು ಸುಳ್ಳು, ಕಣ್ಣಿಗೆ ಕಂಡೆ ಸುಳ್ಳು ಅಂತ ಎಕ್ಸಾಂಪಲ್ ಕೊಟ್ಟಿದ್ರು. ಆಚಾರ್ಯ ಏನು ಮಾಡಿದರು, ಸರಿಯಲ್ಲ, ಯುವತಂ ಮಿಥ್ಯಾ ದೃಶ್ಯತ್ವ ಅಂತಂದ್ರೆ ನಾವು ಹೇಳಿದ್ವಿ ಯುವತಂ ಸತ್ಯಂ ದೃಶ್ಯತ್ವ, ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ಸತ್ಯ. ಅವ್ರು ಹೇಳಿದ್ದೇನು ಕಾಣಿಸಿದ್ದಕ್ಕೆ ಸುಳ್ಳು ಅಂತ ಅವ್ರು ಹೇಳಿದರೆ ಕಂಡಿದ್ದಕ್ಕೆ ಸತ್ಯ ಅಂತ ಇವ್ರು ಹೇಳಿ, ಅದು ಹೇಗೆ ಸಾಧ್ಯ ಅಂದರೆ ನೀವೇನು ದೃಷ್ಟಾಂತ ಕೊಟ್ರಿ ಅನಲೈಸ್ ಮಾಡ್ತಾರೆ. ಒಂದು ಶಕ್ತಿ ನೋಡಿ, ಕಪ್ಪೆ ಚಿಪ್ಪು ನೋಡಿ, ಬೆಳ್ಳಿ ಅಂತ ತಿಳ್ಕೊಂಡು ಹತ್ರ ಹೋಗಿ ನೋಡಿದ ಮೇಲೆ ಬೆಳ್ಳಿ ಅಲ್ಲ ಅಂತ ಗೊತ್ತಾಗಿ ಅದು ಸುಳ್ಳು ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಪ್ರತ್ಯಕ್ಷ ಸುಳ್ಳು ಅಂದ್ರಿ. ಇಷ್ಟೇ ಹೋದಲ್ಲೋ, ಈ ರೀತಿ ಆಗೋದು ಎಷ್ಟು ಕಂಡು ಕಂಡಿದ್ದೀರಿ ನೀವೀಗ? ಒಂದು ಶಕ್ತಿ ನೋಡಿ ಸುಳ್ಳಾಯ್ತು, ಹಗ್ಗ ನೋಡಿ ಹಾವು ಅಂತ ತಿಳ್ಕೊಂಡ್ರಿ, ಈ ಟೇಬಲ್ ನೋಡಿ ಟೇಬಲ್ ಅಂತ ತಿಳ್ಕೊಂಡು ಸುಳ್ಳಾಗತ್ತಾ? ಬೆಳ್ಳಿ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡು ಸುಳ್ಳಾಗತ್ತಾ? ಕಪ್ಪೆ ಚಿಪ್ಪು ನೋಡಿ ಕಪ್ಪೆ ತಿಳ್ಕೊಂಡು ಸುಳ್ಳಾಗತ್ತಾ? ಅಂದರೆ ನಿಮಗೆ ಸುಳ್ಳಾಗೋ ಕೇಸ್ ಜಾಸ್ತಿನೋ ತಪ್ಪಾಗೋ ಕೇಸ್ ಜಾಸ್ತಿನೋ? ಇದು ಲೆಕ್ಕ ಹಾಕಿ, ಸುಳ್ಳಾಗೋ ಕೇಸ್ ನಮ್ಮ ಅನುಭವದಲ್ಲೇನೆ, ಸುಳ್ಳಾಗಿರೋದೆಷ್ಟು ಸತ್ಯ ಆಗಿರೋದೆಷ್ಟು? ಸತ್ಯ ಆಗಿರೋದು ಜಾಸ್ತಿ. ಸುಳ್ಳಾಗಿರ್ಬೇಕಾದ್ರೆ ಏನಾಗಿದೆ ಗೊತ್ತಾ? ಅಲ್ಲಿ ಕತ್ಲೆ ಇರುತ್ತೆ, ಅಥವಾ ದೂರದಲ್ಲಿ ನೋಡ್ತೇವೆ ನಾವು. ಹಗಲಲ್ಲಿ ಹಗ್ಗ ನೋಡಿ ಹಗ್ಗ ಅಂತೇವೆ, ಹಾವು ನೋಡಿ ಹಾವು ಅಂತೇವೆ, ಕತ್ಲಲ್ಲಿ ಮಾತ್ರ ಹಗ್ಗ ಹಾವು ಅಂತ ತಿಳ್ಕೊತೇವೆ ಅಷ್ಟೇ ಹೊರತು ಯಾವಾಗಲೂ ಹಗ್ಗ ಹಾವು ಅಂತ ತಿಳ್ಕೊಳ್ಳೋದಿಲ್ಲ. ಇದೆಲ್ಲ ಅರ್ಥ ಮಾಡಿ ಎಲ್ಲ ಅನಲೈಸ್ ಮಾಡ್ತಾ ಹೋಗ್ತಾರೆ ಕೊಟ್ಟಿದ್ದೀನಿ. ಎಲ್ಲ ಕಾಲಕ್ಕೂ ಹಗ್ಗ ನೋಡಿ ಹಾವು ಅಂತ ತಿಳ್ಕೊಂಡಿದ್ದಲ್ಲ, ಕತ್ಲೆ ಇದ್ದಾಗ ಮಾತ್ರ. ಕತ್ಲೆ ಇದ್ದಾಗ ನೋಡಿ ತಪ್ಪಾಯಿತು ಅಂದರೆ ಸರಿಯಾಗಿ ಕಂಡಿದ್ದಲ್ಲ, ಅದು ಸರಿಯಾಗಿ ಯಾವುದು ಕಂಡಿರೋದಿಲ್ಲ ಅದು ಸುಳ್ಳಾಗಬಹುದೇ ಹೊರತು ಸರಿಯಾಗಿ ಕಂಡೇ ಸುಳ್ಳಾಗೋದಿಲ್ಲ. ಅರ್ಥ ಆಯ್ತಾ? ಎಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಅಂದರೆ ಅವ್ರು ಕಂಡಿದ್ದೆಲ್ಲ ಸುಳ್ಳು ಅಂತ ತೀರ್ಮಾನ. ನಮಗೇನಾಗುತ್ತೆ ಗೊತ್ತಾ? ಒಂದ್ಸಲ ಎಲ್ಲ ಮದ್ರಾಸಿಗೋ ಬಾಂಬೆಗೋ ಹೋಗ್ತೇವೆ, ಪಿಕ್ ಪ್ಯಾಕೆಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಪಿಕ್ ಪ್ಯಾಕೆಟ್ ಆಗುತ್ತೆ, ಬಾಂಬೆಗೆ ಹೋದ್ರೆ ಪಿಕ್ ಪ್ಯಾಕೆಟ್ ಆಗುತ್ತೆ. ಕಲ್ಕಿರ್ಬಿ ಅತ್ತೆ ಎಲ್ಸದ್ ಕಳ್ಕೊಂಡ್ಬಿಟ್ರೆ ಅದನ್ನ ಜನಲೈಸ್ ಮಾಡಿಬಿಟ್ಟ. ಅದು ಎಷ್ಟಾದ್ರೆ ಮಾಡ್ಕೊಂಡು ಬಂದ್ರೆ ಸುಖವಾಗಿ ಬಂದವ್ರು ಇಲ್ವೇನೆ? ಈಗ ನೀ 10 ರೂಪಾಯಿ ಪಿಕ್ ಪ್ಯಾಕೆಟ್ ಆಗಿದ್ದೆ ಗಲಾಟೆ ಮಾಡ್ತೆ, 10 ರೂಪಾಯಿ ತಂದವ್ರು ಇದ್ದಾರೆ ಸುಖವಾಗಿ, ಅವ್ರದೇ ಪಿಕ್ ಪ್ಯಾಕೆಟ್ ಆಗಲಿಲ್ಲ. ತಪ್ಪು ನಿಂದೆ ಹೊರತು ಅವ್ರದ್ದಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮದ್ರಾಸಿಗಳೆಲ್ಲ ಪಿಕ್ ಪ್ಯಾಕೆಟರ್ಸು, ಬಾಂಬೆಯಲ್ಲಿ ಪಿಕ್ ಪಾಕೆಟರ್ಸ್ ಅಂತ ಹೇಗೋ ಹಾಗೆ ಪ್ರತ್ಯಕ್ಷ ಎಲ್ಲ ಸುಳ್ಳು ಅಂತ ಹೇಳಬಾರ್ದು. ನೀವು ರಾಂಗ್ ಎಕ್ಸಾಂಪಲ್ ತೊಗೊಂಡು ಸುಳ್ಳು ಅಂತ ಹೇಳೋದ್ರ ಬದಲು ಸರಿಯಾದ ಎಕ್ಸಾಂಪಲ್ ತೊಗೊಂಡು ಸತ್ಯ ಅಂತ ಯಾಕೆ ಹೇಳೋದಿಲ್ಲ? ಅರ್ಥ ಆಯ್ತಾ? ಈಗೆಲ್ಲ ಉತ್ತರ ಕೊಡ್ಲಿಕ್ಕಾಗಲಿಲ್ಲ, ತಿಳಿತಾ ಇಲ್ಲ. ಇದು ಜ್ಞಾನಕಾಂಡ ಕರ್ಮಕಾಂಡ ಅಂತೀರಿ, ಎಲ್ಲಿ ಅದು ಕ್ಲಾಸಿಫಿಕೇಶನ್ ತೋರಿಸಿ? ಅದನ್ನು ವೇದ ವಿಭಾಗ ಮಾಡಿದ್ರಲ್ಲ, ಎಲ್ಲಿದೆ ಅದು? ಒಂದು ಕಠೋಪನಿಷತ್ತು ಇದೆ ಉದಾಹರಣೆಗೆ, ಅದೇನು ಹೇಳುತ್ತೆ? ಉಪನಿಷತ್ತುಗಳೆಲ್ಲ ದೇವರನ್ನ ಹೇಳುತ್ತೆ ಅಂತ ಹೇಳಲಿಲ್ಲ. ಸರ್ವೇ ವೇದಾಯ ತದಮಾಮನಂತಿ ಅಂತ ಹೇಳುತ್ತೆ, ಎಲ್ಲ ವೇದಗಳು ದೇವರನ್ನ ಹೇಳುತ್ತೆ ಅಂತ ಹೇಳಿದ ಮೇಲೆ ಜ್ಞಾನಕಾಂಡ ಕರ್ಮಕಾಂಡ ಇಲ್ಲಿಂದ ಬಂತದ್ದು. ಈಗ ವಿಷ್ಣು ಸಹಸ್ರಮ ತಗೊಳ್ಳಿ, ವೇದವಿಧ ವ್ಯಂಗ, ವೇದವಿತ್ ವೇದವಿತ್ ಅಂತ ಹೇಳ್ತಾ ಇತ್ತು. ಅಂದಮೇಲೆ ಅದು ವೇದ ಎಲ್ಲ ಪ್ರಮಾಣ ಅಂತ ಆಯ್ತಲ್ಲ. ಆಮೇಲೆ ಭಗವದ್ಗೀತೆ ತಗೊಳ್ಳಿ, ವೇದಾಂತಕೃತ್ ವೇದ ವಿಧೇವ ಚಾಹಂ, ಎಲ್ಲೂ ಕೂಡ ಬೈಫೆಕ್ಟ್ ಮಾಡಿಲ್ಲ, ನೀವು ಹೇಗೆ ಮಾಡಿದಿರಿ? ಇವೆಲ್ಲ ಹೇಳಬೇಕಾಯ್ತು ಆಚಾರ್ಯ, ಮೊದಲಿಂದ ಕೊನೆಯವರಿಗೆ ಹೇಳಬೇಕಾಗಿತ್ತು. ಬ್ರಹ್ಮ ಅವಾಚ್ಯ ಅದ್ವೈತ ಮತದಲ್ಲಿ ಕಾನ್ಸೆಪ್ಟ್ ಇದೆ. ಆ ದ್ವೈತ ಮತದಲ್ಲಿ ನಾವು ಬೇರೆ ರೀತಿ ಹೇಳೋದು ಬೇರೆ, ಅವ್ರದ್ದು ಲಾಜಿಕ್ ಇಟ್ಕೊಂಡಿದ್ದಾರೆ. ಬ್ರಹ್ಮ ಒಬ್ಬನೇ ಇದ್ದಾನೆ, ಇನ್ನೊಬ್ರು ಇಲ್ಲ. ಯಾತಕ್ಕಿಲ್ಲ ಅಂದರೆ ನೋಡೋದಕ್ಕೆ ಒಂದು ಒಳ್ಳೆ ಆರ್ಗ್ಯುಮೆಂಟ್ ಕೊಡ್ತಾರೆ. ಯಾವ ಆರ್ಗ್ಯುಮೆಂಟ್? ಬ್ರಹ್ಮ ಒಬ್ಬ ಜೊತೆಗೆ ಇನ್ನೊಬ್ರು ಯಾರು ಇದ್ದುಬಿಟ್ರೆ ಬ್ರಹ್ಮನಿಗೇನಾಗುತ್ತೆ? ಸ್ವಲ್ಪ ಜೈಲಲ್ಲಿ ಸಪರೇಟ್ ಕೋಣೆ ಕೊಡೋದಕ್ಕೂ 4 ಜನಕ್ಕೆ ಒಟ್ಟಿಗೆ ಹಾಕೋದಕ್ಕೆ ಹೇಗಿರುತ್ತೆ? ಸಪರೇಟ್ ಕೋಣೆ ಕೊಟ್ಟಿದ್ದಾರಲ್ಲ, ಈಗ ಸಪರೇಟ್ ಕೋಣೆ ಕೊಟ್ಟಾಗ ಒಂಥರ ಲಕ್ಸೂರಿಯಸ್ ಲೈಫ್ ಇರ್ಬೋದು. 4 ಜನ ಹಂಚ್ಕೊಂಡ್ಬಿಟ್ಟರೆ ಪರಿಚಯ ಆಗುತ್ತೆ. ಹಾಸ್ಟೆಲ್ 4 ಜನ ರೂಮ್, 3 ಜನ ರೂಮ್ ಅಂತ ಹಾಕಿರ್ತಾರೆ. ಒಬ್ಬನೇ ಇದ್ಬಿಟ್ರೆ ಖುಷಿಯಾಗಿರುತ್ತೆ. ನಮ್ಮ ಬ್ರಹ್ಮ ಒಬ್ಬನೇ ಇದ್ದರೆ ಅನುಕೂಲ ಏನು ಗೊತ್ತಾ? ಇಸ್ ಫ್ರೀ, ಆರಾಮಾಗಿ ಕೈಕಾಲು ಆಡ್ಸ್ಕೊಂಡಿರ್ಬೋದು. ನಿಮ್ಮ ದ್ವೈತಗಳ ಬ್ರಹ್ಮನೇ ಅನಂತ ಜೀವರಿದ್ದಾರೆ, ಮತ್ತೆ ಬ್ರಹ್ಮ ಸಿಕ್ಕಾಕೊಂಡ್ಬಿಡ್ತಾನೆ ಹೋಗ್ತಾನೆ. ಆದ್ದರಿಂದ ಸ್ವಲ್ಪ ಒತ್ತಾಡಬೇಕಾಗುತ್ತೆ. ನಮ್ಮ ಬ್ರಹ್ಮ ಪ್ಯೂರ್ ಅಂತ ಹೇಳ್ತಾರೆ, ಅದಕ್ಕೆ ನೋಡೋದಕ್ಕೆ ಒಳ್ಳೆಯ ಆರ್ಗ್ಯುಮೆಂಟ್ ಅದು. ಹೋಗ್ತಾನೆ, ಒಬ್ಬನೇ ಇದ್ದಾಗಿರೋ ಸುಖ ಇಬ್ಬರಿದ್ದ ಬರೋದಿಲ್ಲ. ಇದು ಅನಂತ ಜೀವರ ಕೊಟ್ಟರೆ ಗತಿ ಏನಾಗುತ್ತೆ? ದೇರ್ಫೋರ್ ಒಬ್ಬನೇ ದೇವರು ಒಬ್ಬ ಮಾತಿಗೆ ಸ್ವಾರಸ್ಯ ಇದೆ ಅಂತ ಹೇಳ್ತಾರೆ. ಅದು ಆಚಾರ ಉತ್ತರ ಕೊಡ್ತಾರೆ. ಇದು ಯಾವುದಕ್ಕೂ ಸಿಟ್ಟು ಮಾಡಿಕೊಳ್ಳೋ ವಿಚಾರಗಳಲ್ಲ. ಎಂಥ ವಿಚಾರಗಳು ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ, ಎಕ್ಸ್ಪ್ಲೇನ್ ಮಾಡಬೇಕು. ಆಚಾರ ಹೇಳ್ತಾರೆ ಕರೆಕ್ಟ್, ಬ್ರಹ್ಮನಿಗೆ ಉಳಿದವರಿಂದ ವ್ಯಾಪ್ತಿಗೆ ಅವ್ರ ವ್ಯಾಪ್ತಿಗೆ ಅಡ್ಡಿ ಬರೋದಾಗಿದ್ದರೆ ಖಂಡಿತ ಪ್ರಾಬ್ಲಮ್ಮೇ. ಬ್ರಹ್ಮ ಎಂಥವನು ಗೊತ್ತಾ? ಎಂಥವನವನು? ಅಪ್ರಾಕೃತ ವಸ್ತು. ಎಕ್ಸಾಂಪಲ್, ಆಕಾಶ ಇದೆ, ಈಗ ನಾವೆಲ್ಲ ಇದ್ದೇವೆ, ಆಕಾಶಕ್ಕೆ ಏನಾದ್ರು ಪ್ರಾಬ್ಲಮ್ ಬಂದಿದೆ ನಮ್ಮಿಂದ? ಈಗ ಏನಾದರೂ ಆಕಾಶದ ವ್ಯಾಪ್ತಿ ಎಷ್ಟಿದೆ? ಈಗ ಮೈನಸ್ ಸಮಥಿಂಗ್ ಅಂತ ಹೇಳ್ತೇವ, ಆಕಾಶದಲ್ಲಿ ಜಾಗ ಎಲ್ಲರೂ ಇದೆಯಾ? ಈಗ ಆಕಾಶದ ವ್ಯಾಪ್ತಿಗೆ ಇಷ್ಟು ಜಗತ್ತಿದ್ರೂ ಕೂಡ ಏನಾದ್ರು ಪ್ರಾಬ್ಲಮ್ ಬಂದಿದೆಯಾ? ಬರೋದಿಲ್ಲ. ಯಾತಕ್ಕೆ? ಅಮೂರ್ತ, ಇದು ಪದ ಉಪಯೋಗಿಸ್ತಾರೆ. ಆಬ್ಸ್ಟ್ರಾಕ್ಟ್ ಇದು ಎರಡು ಇದೆ ಈಗ, ಇದು ಇದು ಇನ್ನೊಂದು ಟೇಬಲ್ ಮೇಳಕ್ಕೆ ಬರೋದಿಲ್ಲ, ಅಷ್ಟು ಜಾಗ ಹೋಗುತ್ತೆ ನಮಗೆ. ಆದರೆ ಇಲ್ಲಿ ಗಾಡಿ ಇದೆ, ಕಾಲ ಇದೆ, ಏನೇನೋ ಇದೆ, ಮೈಕ್ರೋವೇವ್ಸ್ ಇದೆ, ಒಂದಕ್ಕೊಂದು ಕ್ಲಾಶ್ ಆಗುತ್ತಾ? ಕ್ಲಾಶ್ ಆಗೋದೇ ಇಲ್ಲ. ಯಾಕೆ ಏನವೆಲ್ಲ ಆಬ್ಸ್ಟ್ರಾಕ್ಟ್ ಥಿಂಗ್ಸು. ಬ್ರಹ್ಮ ಆಬ್ಸ್ಟ್ರಾಕ್ಟ್ ಆದ್ದರಿಂದ ಅವನು ಎಷ್ಟು ಜನ ಇದ್ರೂ ಕೂಡ ಏನಾಗೋದಿಲ್ಲ, ಅವನು ವ್ಯಾಪ್ತಿ ಧಕ್ಕೆ ಬರೋದಿಲ್ಲ. ಇವೆಲ್ಲ ಗೊತ್ತಿರಬೇಕಾಗಿತ್ತು, ಇದೆಲ್ಲ ಆಚಾರ ಸಾಲ್ವ್ ಮಾಡ್ತಾ ಹೋಗ್ತಾ. ಇದೆಲ್ಲ ಕನ್ಫ್ಯೂಷನ್ ಮಾಡಿಕೊಂಡು ಅವ್ರು ಒಳ್ಳೆ ಉದ್ದೇಶದ ಹೇಳ್ತೀವಿ ಅಂತಲೇ ಹೇಳಿದರು. ದೇವ್ರು ಒಬ್ಬರೇ ಇದ್ದರೆ ಹೇಗಿರುತ್ತೆ, ಇನ್ನೊಬ್ಬ ಸಪರೇಟ್ ರೂಮ್ಗೂ ಕಾಮನ್ ಹಾಲ್ಗೂ ಇರೋ ಡಿಫ್ರೆನ್ಸ್ ಹೇಗೋ ಆ ಥರ. ಅದ್ವೈತ ಅಂಬೋದು ಏನೋದು ಸಪರೇಟ್ ರೂಮು, ದ್ವೈತ ಅಂಬೋದು ಕಾಮನ್ ಹಾಲ್ ಆದಾಗುತ್ತೆ ಬ್ರಹ್ಮನಿಗೆ ಅಂತ ಹೇಳಿದರು. ಕಾಮನ್ ಹಾಲ್ ಆಗೋದಿಲ್ಲ, ಯಾತಕ್ಕೆ? ಏನಿದು ಆಬ್ಸ್ಟ್ರಾಕ್ಟ್ ಬ್ರಹ್ಮ, ಅವನು ಯಾವ ಕಾಲಕ್ಕೂ ಏನಿಲ್ಲ, ವ್ಯಾಪ್ತಿಗೆ ಭಂಗ ಇಲ್ಲ. ಆಕಾಶ ಅರ್ಥ ಆಯ್ತಲ್ಲ, ಕೃಷ್ಣ ಗೀತೆಯಲ್ಲಿ ಕೊಡ್ತಾರೆ ಉದಾಹರಣೆ, ಆಕಾಶ ವ್ಯಾಪಿಸಿದೆ ನೋಡು, ಹಾಗೆ ನಾನಿದ್ದೇನೆ ಅಂತ ಹೇಳಿದ್ದಾರೆ. ಅದು ಯಾರು ಉಪಯೋಗ ಮಾಡ್ಕೊಂಡಿದ್ದಿಲ್ಲ, ಮೊದಲು ಹತ್ರ ಉಪಯೋಗ ಮಾಡಿಕೊಂಡು ಆಕಾಶ ಯಾವ ಹಾಗಿದ್ದಾನೆ. ಆದ್ದರಿಂದ ದೇವರ ವ್ಯಾಪ್ತಿಗೆ ಭಂಗ ಬರೋದಿಲ್ಲ. ಇನ್ನು ದೇವರ ಗುಣಗಳು, ದೇವರ ಅನಂತ ಗುಣ ಅಂತ ಶಾಸ್ತ್ರ ಹೇಳ್ತಾ ಇದೆ, ನಿರ್ಗುಣ ಅಂತ ನೀವು ಹೇಳ್ತೀನಿ, ವಿರೋಧ ಬರಲಿಲ್ಲ ಅಂತ. ಹೌದು, ನಾವೇನು ಮಾಡಲಿಕ್ಕೆ, ವೇದ ನಿರ್ಗುಣ ಅಂತ ಹೇಳಿದೆಯಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ವೇದ ನಿರ್ಗುಣ ಅಂತ ಹೇಳಿದೆ, ಜೊತೆಗೆ ಯಾತಕ್ಕಿರುವ ಅರ್ಥನೂ ಹೇಳಿದೆ ಯಾತಕ್ಕೆ ಅಂತ. ಎಲ್ಲೆಲ್ಲಿ ಸಗುಣ ಅಂತ ಹೇಳ್ತೇವೋ ಜ್ಞಾನಾನಂದ ಅನಂತಾನಂತ ಗುಣಗಳಿವೆ ಅಂತ ಅರ್ಥ. ಇಲ್ಲಿ ನಿರ್ಗುಣ ಅಂತ ಹೇಳ್ತೇವೆ, ಅಲ್ಲಿ ಏನರ್ಥ ಗೊತ್ತಾ? ಸತ್ವಗುಣ, ರಜಗುಣ, ತಮಗುಣ ಅಂತ ಪ್ರಕೃತಿಯ ಮೂರು ಗುಣ ಇದೆ, ಅವಿಲ್ಲ ಅಂತ ಅರ್ಥ. ಇದನ್ನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಏನು ಮಾಡಿಬಿಟ್ರು ಅವರು, ಬೋತ್ ಸಗುಣ ನಿರ್ಗುಣ ಅಂತ ಎರಡಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿರ್ಗುಣ ಬ್ರಹ್ಮ ಅಲ್ಟಿಮೇಟ್, ಸಗುಣ ಬ್ರಹ್ಮ ಸೆಕೆಂಡರಿ ಬ್ರಹ್ಮ ಅಂತ ಮಾಡಿದ್ರು. ಏನು ಪ್ರಶ್ನೆ, ಒಬ್ಬನೇ ಬ್ರಹ್ಮ ಏನಾಗಿದ್ದಾನೆ? ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಒಬ್ಬನೇ ಬ್ರಹ್ಮ. ಅವನಲ್ಲಿ ಸತ್ವಾದಿ ಗುಣಗಳಿಲ್ಲ, ನಿರ್ಗುಣ ಬ್ರಹ್ಮ, ಜ್ಞಾನಾನಂದಾದಿ ಗುಣವೇ ಅವನ ಸಗುಣ ಬ್ರಹ್ಮ. ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಇದೆಲ್ಲ ತಿಳಿಸಿದ್ರು. ಪರಾಶ್ಯ ಶಕ್ತಿ ವಿವಿಧ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಚಾರ್ಯರೆಲ್ಲ ಬಿಡಿಸ್ತಾ ಬಂದರು. ಈ ಥಿಯರಿ ಆಫ್ ಎರರ್ ಅಂತ ಕರೀತೇವೆ, ಅದು ಸಾಲ್ವ್ ಮಾಡಿದರು. ಆಮೇಲೆ ಥಿಯರಿ ಆಫ್ ಇಗ್ನೋರೆನ್ಸ್ ಇದೆ, ಅನಾದಿ ಮಾಯ, ಅನಾದಿ ಮಾಯ ಅಂಬುದು ಬ್ರಹ್ಮನಿಗೆ ಬರುತ್ತೆ ಅಂತ ಅವ್ರು ಹೇಳಿದರು. ಬ್ರಹ್ಮನಿಗೆ ಮಾಯ ಬರೋದಿಲ್ಲ, ಜೀವರಿಗೆ ಮಾಯ ಬರುತ್ತೆ ಅಂತ ಹೇಳಿದರು. ಬ್ರಹ್ಮನಿಗೆ ಮಾಯ ಬರೋದಾದರೆ ಬ್ರಹ್ಮ ಮಾಯ ಬಂದಿದ್ದು ಬ್ರಹ್ಮನಿಗೆ. ಈ ಮಾಯ ದೊಡ್ಡದು ಬ್ರಹ್ಮ ದೊಡ್ಡದು ಹಾಗಿದ್ರೆ ಗೊತ್ತಾಯ್ತಾ? ಬ್ರಹ್ಮ ದೊಡ್ಡದು ಮಾಯ ದೊಡ್ಡದು, ಮಾಯ ದೊಡ್ಡದಾಗಿಬಿಡುತ್ತ. ಬ್ರಹ್ಮನನ್ನ ಮಾಯೆ ಕವಿಯೋದಾದರೆ ಬ್ರಹ್ಮ ಚಿಕ್ಕವನಾಗ್ತಾನೆ, ಬ್ರಹ್ಮ ದೊಡ್ಡವನಾಗ ಮಾಯ ದೊಡ್ಡವನಾಗೋದಿಲ್ವಾ? ನಮ್ಮನ್ನು ಮಾಯ ಹೋಗ್ತೇವೆ, ಯಾರಿಗೆ? ಬ್ರಹ್ಮನಿಗಲ್ಲ, ನಮಗೆ ಮಾಯ ಹೋಗ್ತೇವೆ ನಾವು. ನಮಗೆ ಮಾಯ ಇದೆ, ನಾವು ಆಫ್ಟರ್ ಆಲ್ ಯಾರು? ನಾವು ಸ್ಮಾಲ್ ಪೀಪಲ್. ಇವತ್ತು ಮಾಯ ಸಣ್ಣ ವಸ್ತುವಿಗೆ ಬರುತ್ತೆ, ದೊಡ್ಡ ವಸ್ತು ಬರೋದಿಲ್ಲ. ಇನ್ನು ಬ್ರಹ್ಮನನ್ನ ವ್ಯಾಪ್ತ ಅಂತ ಕರಿತೀರಿ, ವ್ಯಾಪ್ತನಾದ ಬ್ರಹ್ಮನನ್ನ ಮಾಯ ಕವರ್ ಮಾಡಬೇಕಾದ್ರೆ ಮಾಯ ಏನಾಗಿರ್ಬೇಕೀಗ? ಬ್ರಹ್ಮಗಿಂತ ದೊಡ್ಡದಾಗಬೇಕು. ಸೊತ್ತಾನೆ, ಟೈಲರಿಗೆ ಗೊತ್ತದು, ಟೈಲರಿಗೆ ಬಟ್ಟೆ ಕೊಡ್ಬೇಕಂತ ಹೇಳ್ತಾರೆ, ಎಷ್ಟು ಬಟ್ಟೆ ಬೇಕಂತ ಹೇಳ್ತಾರೆ, ಆ ಸೈಜ್ ನೋಡಿ ಬಟ್ಟೆ ಹೇಳ್ತಂತಾನೆ. ಈ ಬ್ರಹ್ಮನಿಗೆ ಮಾಯ ಹಾಕಿದ್ರೆ ಮಾಯ ಸೈಜ್ ಎಷ್ಟಿರ್ಬೇಕು? ಸೊ ನಮಗೆ ಮಾಯ ಬ್ರಹ್ಮನಿಗೆ ದೊಡ್ಡದಾಗಿ ಬಿಡುತ್ತಲ್ಲ, ಅದು ಸಾಧ್ಯ ಇಲ್ಲ. ಸೊ ಮಾಯ ಕಾನ್ಸೆಪ್ಟ್ ಕರೆಕ್ಟು, ಅದು ಬ್ರಹ್ಮನಿಗೆ ಬರುತ್ತೆ ಅಂತ ಹೇಳಬಾರದು. ಯಾರಿಗೆ ಬರುತ್ತದು? ಜೀವನಿಗೆ ಬರುತ್ತೆ, ಅನಾದಿ ಕಾಲದಿಂದ ಜೀವರಿದ್ದಾರೆ, ಅವರಿಗೆ ಮಾಯ ಇದೆ. ಮಾಯ ಹೋದ ತಕ್ಷಣ ಮೋಕ್ಷ ಆಗುತ್ತೆ, ಗೊತ್ತಾಯ್ತಾ? ಆನಂದದ ಕಾನ್ಸೆಪ್ಟನ್ನು ಮೋಕ್ಷದಲ್ಲಿ ರಾಮಾನುಜಾಚಾರ್ಯರು ಒಪ್ಪಿದರು, ಆದರೆ ಈಕ್ವಲ್ ಆನಂದದ ಕಾನ್ಸೆಪ್ಟ್ ಒಪ್ಪಿದರು. ಅದ್ವೈತ ಮತ್ತೆ ಆನಂದನೇ ಒಪ್ಪಲಿಲ್ಲ, ನೆನಪಿರಬೇಕು, ಆನಂದನೇ ಒಪ್ಪಲಿಲ್ಲ. ಆನಂದವನ್ನೇ ಒಪ್ಪದೆ ಹೋದಾಗ ಏನಾಗುತ್ತೆ ಅಂದರೆ, ನಾವು ಬೇಸಿಕ್ ಎಂಕ್ವೈರಿನೇ ಫೇಲ್ ಆಗುತ್ತೆ. ನಾವು ಎಲ್ಲ ಮಾಡ್ತಾರೆ ಜಾತಕ್ಕೋಸ್ಕರ, ಈಗ ಆನಂದ ಬೇಕು ಅಂತೇಳಿ ಹೋಗ್ತಾನೆ, ಆನಂದ ಬೇಕು ಅಂತ ಮಾಡ್ತೇವೆ. ಮೋಕ್ಷದಲ್ಲಿ ಆನಂದನೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತೇವೆ? ಫಸ್ಟು ದಯವಿಟ್ಟು ಮೋಕ್ಷ ಒಂದ್ಬಿಟ್ಟು ಬೇರೆ ಕೊಡು ಮಾರಾಯ ಅಂತ ಕೇಳ್ತೇವೆ. ಅದಕ್ಕೆ ನಮಗೆ ಆನಂದನೇ ಇಲ್ಲ ಅಂದರೆ ದುರುಪಯೋಗ. ಆದ್ರಿಂದ ಈಗ ಎಂಥ ಸೂಪರ್ ಡಿ ಫಸ್ಟ್ ಕ್ಲಾಸ್ ಇದೆ ಎಲ್ಲ, ಏನು ನಂಬರ್ ಒನ್ ಪ್ರತಿಯೊಂದು, ಇಲ್ಲಿ ಬಡಿಸೋದಿಲ್ಲ ಅಂತಾರೆ. ಏನು ಮಾಡ್ತಾರೆ ಆಗ? ಎಲ್ಲ ಓಡೋಗ್ಬಿಡ್ತಾರೆ, ಯಾರು ಕೊಡೋದಿಲ್ಲ. ಯಾತಕ್ಕೆ ಬಡಿಸೋದಿಲ್ಲ? ಕೂತು ಏನು ಪ್ರಯೋಜನ ಇಲ್ಲ. ಇನ್ನೊಂದೇ ಡಂಪ್ ಹೋಪ್ಲೆಸ್ ರೂಮ್ ಇರುತ್ತೆ, ಬಡಿಸ್ತಾರೆ, ಹುಡುಗ ಏನು ಹೇಳ್ಕೊಂಡ್ಬಿಡ್ತಾನೆ, ಅದಕ್ಕೆ ಬಡಿಸ್ತಾರೆ. ಅಂದರೆ ಅನ್ನ ಸಿಗೋದಾದರೆ ಎಲ್ಲಿ ಬೇಕಾದ್ರೂ ಕೊಡ್ತಾರೆ, ಅನ್ನ ಸಿಗದೆ ಹೋದರೆ ಎಲ್ಲೂ ಕೊಡ್ಲಿಕ್ಕಾಗೋದಿಲ್ಲ. ಆನಂದ ಸಿಗದ್ರೆ ಹೋಗಿ ಕೊಟ್ಟು ಓಡಿಸಕ್ಕೆ ಯಾಕೆ ಹೋಗ್ಬೇಕು ನಾವೀಗ? ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ಆನಂದ ತೀರ್ಥರು ಆಚಾರ್ಯ ಏನು ಮಾಡಿ ಆನಂದವನ್ನು ಒಪ್ಪಿದರು, ವಿಶಿಷ್ಟಾದ್ವೈತರೇ ಒಪ್ಪಿತು. ಆದರೆ ಬ್ರಹ್ಮನಿಗೆ ಸಮಾನ ಆನಂದ ಒಪ್ಪಿಟ್ಟು ಬರ್ತಾರೆ, ಪ್ರಾಬ್ಲಮ್ ಬಂತು. ಬ್ರಹ್ಮನಿಗೆ ಸಮಾನ ಆನಂದ ಒಪ್ಪೋದಿಲ್ಲ, ಪ್ರತಿಯೊಬ್ಬರಿಗೂ ಪೂರ್ಣಾನಂದ ಸಿಗುತ್ತೆ, ಸಮಾನ ಆನಂದ ಸಿಗೋದಿಲ್ಲ. ಇದೊಂದು ಅರ್ಥ ಮಾಡ್ಕೋಬೇಕು. ಪೂರ್ಣಾನಂದ ಸಿಗುತ್ತೆ, ಸಮಾನ ಆನಂದ ಸಿಗೋದಿಲ್ಲ. ಅವರೇನು ತಿಳ್ಕೊಂಡಿದ್ರು ಅಂದರೆ, ಪೂರ್ಣಾನಂದ ಇದ್ದುಕೊಂಡು ಸಮಾನಾನಂದ ಅಂತ ತಿಳ್ಕೊಂಡು, ಪೂರ್ಣಾನಂದ ಇದ್ದುಕೊಂಡು ಸಮಾನಾನಂದ ಅಲ್ಲ, ಪೂರ್ಣಾನಂದ ಬೇರೆ, ಸಮಾನಂದ ಬೇರೆ. ಅದು ಹೇಗೆ ಯೋಚನೆ ಮಾಡಿ. ಒಂದು ಲೋಟ ಇದೆ, ಒಂದು ಹಂಡೆ ಇದೆ, ಗೊತ್ತಾಯ್ತಾ? ಒಂದು ತಂಬಿಗೆ ಇದೆ, ಎಲ್ಲಾದರೂ ಫುಲ್ ನೀರು ಹಾಕಿದ್ದಾರೆ, ಪೂರ್ಣಾನಂದ. ಬಟ್ ಕ್ವಾಂಟಿಟಿ ವೇರಿ ಆಗುತ್ತೆ, ಅರ್ಥ ಆಯ್ತಾ? ಈಗ ಕ್ವಾಂಟಿಟಿ ಇಸ್ ಡಿಫರೆಂಟ್, ಕ್ವಾಲಿಟಿ ಇಸ್ ಪರ್ಫೆಕ್ಟ್. ನೀವು ಕ್ವಾಲಿಟಿ ವೈಸ್ ತೊಗೊಂಡ್ರೆ ಫುಲ್ ಫುಲ್ ಫುಲ್, ಲೋಟನೂ ಫುಲ್ಲು, ತಂಬಿಗೆನೂ ಫುಲ್ಲು, ಹಂಡೆನೂ ಫುಲ್ಲು. ಆದರೆ ಕ್ವಾಂಟಿಟಿ ತೊಗೊಂಡಾಗ ಲೋಟ ನೀರು ಕಡಿಮೆ, ಆದರೆ ನೀರು ಜಾಸ್ತಿ. ಸೊ ಮುಕ್ತಿಯಲ್ಲಿ ಪೂರ್ಣಾನಂದ ಸಿಗುತ್ತೆ ಅಂತೇಳಿ ಒಪ್ತೇವೆ, ಆದರೆ ಸಮಾನಾನಂದ ಸಿಗುತ್ತೆ ಅಂತ ಹೇಳಬಾರ್ದು. ಅವ್ರು ಏನು ದಿಷ್ಟ ಪ್ರಾಬ್ಲಮ್ ಬಂತು, ಪೂರ್ಣಾನಂದ ಸಮಾನಂದ ಮಾಡ್ಕೊಂಡಿದ್ದರಿಂದ ಆನಂದ ಸ್ವಾಮಿ ಒಪ್ಪಬೇಕು, ತಾರತಮ್ಯ ಹೇಳಬಾರ್ದು ಅಂತ ಹೇಳಿಬಿಟ್ಟಿದ್ದೆ. ಇದೆಲ್ಲ ತೆಗಿತಾ ಬಂದರು ಆಚೆ, ನೀಟಾಗಿ ಹೇಳ್ತಾ ಬಂದರು. ಮತ್ತು ಉಳಿದವರು ಭಕ್ತಿ ಏನಾಗಿತ್ತು ಗೊತ್ತಾ, ಮುಕ್ತಿ ಮುಕ್ತಿ ಕಾನ್ಸೆಪ್ಟ್ ಅಂದರೆ ಬರೀ ಆನಂದ ಇರೋ ಜಾಗ ಮುಕ್ತಿ. ಮತ್ತು ಇನ್ನೊಂದು ಸ್ವಾರಸ್ಯ ಅಂದರೆ ಮುಕ್ತಿ ಎಟರ್ನಲ್, ಮುಕ್ತಿ ಎಟರ್ನಲ್. ಒಂದ್ಸರಿ ಮುಕ್ತಿಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರೋ ಪ್ರಸಂಗ ಇಲ್ಲ. ನಮ್ಮಲ್ಲೂ ಕೂಡ ಈ ಪರ್ಮನೆಂಟ್ ಟೆಂಪರರಿ ಕಾನ್ಸೆಪ್ಟ್ ಇದೆ. ಜಾಬ್ ಹುಡುಕ್ಬೇಕಾದ್ರೆ ಸಾಮಾನ್ಯ ಯಾವ ಕಡೆ ಗಮನ ಕೊಡ್ತಾನೆ? ತಾನೇ ಪರ್ಮನೆಂಟ್ ಅಲ್ಲದೆ ಇರಬಹುದು, ಜಾಬ್ ಮಾತ್ರ ಏನಾಗಿರ್ಬೇಕು, ಅದು ಪರ್ಮನೆಂಟ್ ಜಾಗ ಬಾಬು. ಮನುಷ್ಯನ ಪದ್ಧತಿ ಅದು. ಈಗ ನಿಜವಾಗ್ಲೂ ಅಬ್ಸರ್ವೇಟ್ ಸೆಸ್ಸಲ್ಲಿ ಪರ್ಮನೆಂಟ್ ಯಾವುದು ಗೊತ್ತಾ, ಮೋಕ್ಷ ಒಂದೇ. ನಚ ಪುನರಾವರ್ತತೆ ರಚ ಪುನರಾವರ್ತತೆ, ಅನಾವೃತ್ತಿ ಶಬ್ದ ತರಾವೃತ್ತಿ ಶಬ್ದ. ಸೊ ಪೂರ್ಣಾನಂದದ ಕಾನ್ಸೆಪ್ಟನ್ನು ಮತ್ತು ನಿತ್ಯಾನಂದದ ಕಾನ್ಸೆಪ್ಟನ್ನು ಎರಡು ಕೊಟ್ಟರು, ಪೂರ್ಣಾನಂದ ಪ್ಲಸ್ ನಿತ್ಯಾನಂದ. ಉದಾಹರಣೆಗೆ ಇವತ್ತು ಸರೋವರ ಫುಲ್, ಈಗ ಎಲ್ಲ ಡ್ಯಾಮ್ಸು ಫುಲ್ಲು, ನಾಲ್ಕು ತಿಂಗಳು ಎಲ್ಲ ಖಾಲಿ. ಮತ್ತೆ ಡ್ಯಾಮ್ ತುಂಬಿದ್ದು ಹೌದು, ಖಾಲಿಯಾಗಿದ್ದು ಹೌದು, ನಾವೇನು ಮಾಡ್ತೇವಾಗ? ಅಯ್ಯೋ ಮತ್ತೆ ಸಮಸ್ಯೆ ಬಂತು ಅಂತೀವಿ. ಮೋಕ್ಷ ಪೂರ್ಣಾನಂದ ಇದೆ, ನಿತ್ಯಾನಂದ ಇದೆ, ಅಂದ್ರೆ ಏನರ್ಥ? ಈಗ ಎವರ್ ಲಾಸ್ಟಿಂಗ್ ಮೋಕ್ಷ, ಎವರ್ ಲಾಸ್ಟಿಂಗ್ ಮೋಕ್ಷ. ಈ ಕಾನ್ಸೆಪ್ಟ್ ಇದೆಯಲ್ಲ, ಬೇರೆ ಯಾರು ಕೊಡ್ಲಿಕ್ಕಾಗದಿರೋ ಕಾನ್ಸೆಪ್ಟ್ ಅಂತ ಮಧ್ವಾಚಾರ್ಯರು ಕೊಟ್ಟರು. ಆದ್ರೆ ನಾವು ಹೇಳ್ತೀವಿ ಅಂತ ಹೇಳಿಲ್ಲ. ಎಲ್ಲಿದೆಯಲ್ಲ? ಉಪನಿಷತ್ತಲ್ಲಿದೆ, ವೇದದಲ್ಲಿದೆ, ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ. ಅರ್ಜುನ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯಥಂತಿ ಚ. ಮುಕ್ತಿ ಹೋದವರು ಮತ್ತೆ ಹುಟ್ಟೋದಿಲ್ಲ ಮತ್ತೆ ಸಾಯೋದಿಲ್ಲ, ಅಂದರೆ ನಿತ್ಯವಾದ ಲೋಕ. ಇದೆಲ್ಲ ಅರ್ಥ ಮಾಡ್ಕೋತಾ ಹೋದಷ್ಟು ನಮಗೇನಾಗುತ್ತೆ? ಈಗ ನಮಗೇನು ಬೇಕೋ ಅದೆಲ್ಲಿ ಸಿಗ್ತಾ ಇದೆ? ಈಗ ಮಧು ಸಿದ್ಧಾಂತ ಸಿಗುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೆಲ್ಲ ಅದರಲ್ಲಿದೆ. ಅಲ್ಲಿ ಆನಂದನೇ ಫಸ್ಟ್ ಇಲ್ಲ, ಅವ್ರ ಮತ್ತಲ್ಲಿ ಆನಂದ ಇಲ್ಲ, ಇಲ್ಲ ಆನಂದ ತಾರತಮ್ಯ ಇಲ್ಲ. ಇನ್ನು ಶಾಸ್ತ್ರಗಳಲ್ಲಿ ಅವರು ತಮಿಳು ಪ್ರಬಂಧಗಳನ್ನು ಆಳುವ ಪ್ರಬಂಧನ ಹೇಳಿದರು, ವೇದಕ್ಕೆ ಈಕ್ವಲೆಂಟ್ ಮಾಡಿದರು, ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವೇದಕ್ಕೆ ಯಾವುದೋ ವೇದ ವೇದನೇ. ಆದರೆ ನಮ್ಮಲ್ಲಿ ಹರಿದಾಸ ಸಾಹಿತ್ಯ ಬಂತು, ಅಂದಮೇಲೆ ಆಳ್ವಾರ ಸಾಹಿತ್ಯ ಅವರಲ್ಲಿದೆ, ಹರಿದಾಸ ಸಾಹಿತ್ಯ ನಮ್ಮಲ್ಲಿದೆ. ಎರಡು ಕಾಮನ್ ಫ್ಯಾಕ್ಟರ್ ಯಾವುದು ಗೊತ್ತಾ? ಎರಡು ವೈಷ್ಣವ ಸಾಹಿತ್ಯನೇ, ಆಳ್ವಾರ ಸಾಹಿತ್ಯನೂ ವೈಷ್ಣವ ಸಾಹಿತ್ಯ, ಹರಿದಾಸ ಸಾಹಿತ್ಯ ವೈಷ್ಣವ ಸಾಹಿತ್ಯನೇ. ಆದರೆ ಅವರು ಆಳ್ವಾರ ಸಾಹಿತ್ಯನ ಒನ್ ಆಫ್ ದಿ ಮೇಜರ್ ಸೋರ್ಸಸ್ ಆಫ್ ದ ಫಿಲಾಸಫಿ ಮಾಡಿಕೊಂಡ್ರು. ನಮ್ಮ ಹರಿದಾಸ ಸಾಹಿತ್ಯ ಸೋರ್ಸ್ ಆಫ್ ಫಿಲಾಸಫಿ ಅಲ್ಲ, ಅದೇನದು ಫಿಲಾಸಫಿನ ತಿಳಿಸ್ಕೊಟ್ಟಿದ್ದ ಹರಿದಾಸ ಸಾಹಿತ್ಯ. ಒಂದು ಫಿಲಾಸಫಿ ಬೇಸಿಸ್ ಅದಲ್ಲ, ಇದು ಡಿಫ್ರೆನ್ಸ್ ಇರಬೇಕು. ಆಳ್ವಾರ ಸಾಹಿತ್ಯದ ಬೇಸಿಸ್ ಮೇಲೆ ಇಷ್ಟಾದ್ವೈತ ಮತ ಬಂದರೆ, ದ್ವೈತ ಮತದ ಬೇಸಿಸ್ ಮೇಲೆ ಹರಿದಾಸ ಸಾಹಿತ್ಯ ಬಂತು, ಇದು ಡಿಫ್ರೆನ್ಸ್ ಇದೆ. ಹೀಗಾಗಿ ಅನೇಕ ವ್ಯತ್ಯಾಸಗಳನ್ನು ಕಾಣ್ತೇವೆ ನಾವು. ಎಲ್ಲ ವೇದಗಳು ಪ್ರಮಾಣ, ಮಹಾಭಾರತ ಬಗ್ಗೆ ಯಾರೂ ಗಮನ ಕೊಟ್ಟಿದ್ದಿಲ್ಲ, ರಾವಣ ಬಗ್ಗೆ ಕೊಟ್ಟಿದ್ದಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಭಾಗವತ ತಾತ್ಪರ್ಯ ಬರೆದು ಎಲ್ಲ ಪುರಾಣ ಪ್ರಪಂಚನ ಸ್ಪಷ್ಟ ಮಾಡಿಕೊಟ್ರು. ಈ ಗಿಡೀ ಗೀತೆ ಎರಡು ಗ್ರಂಥಗಳನ್ನು ಬರೆದು ಗೀತೆಯ ಅರ್ಥ ಎಷ್ಟು ಜಾಸ್ತಿ ಅಂತ ಹೇಳಿದ್ರು. ಒಂದು ಹೆಸರು ದೇವರನ್ನು ಹೇಳೋದಿಲ್ಲ ಅಂಥೇಳಿ ಶಂಕರಾಚಾರ್ಯ ಹೇಳಿದರು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು ಹೆಸರು ದೇವರನ್ನು ಹೇಳೋದಿಲ್ಲ ಅವಾಚ್ಯ ಅವರು. ರಾಮಾನುಜಾಚಾರ್ಯ ಹೇಳಿದರು ಇಲ್ಲ, ಎಲ್ಲ ಹೆಸರುಗಳು ದೇವರನ್ನೂ ಹೇಳುತ್ತವೆ ಅಂತ ಹೇಳಿದರು. ಡಿಫರೆನ್ಸ್ ನೋಡಿ, ಒಂದು ಹೆಸರು ದೇವರನ್ನು ಹೇಳೋದಿಲ್ಲ, ಎಲ್ಲ ಹೆಸರು ದೇವರನ್ನೂ ಹೇಳುತ್ತವೆ. ಆಚಾರ್ಯ ಹೇಳಿದರು ಎಲ್ಲ ಹೆಸರು ದೇವರನ್ನೇ ಹೇಳುತ್ತವೆ. ಡಿಫರೆನ್ಸ್ ಗೊತ್ತಾಯ್ತಾ? ಎಲ್ಲ ಹೆಸರು ಬೇಸಿಕಲಿ ಯಾರ ಹೆಸರದು? ದೇವರ ಹೆಸರು. ದೇವರ ಹೆಸರು ಬೇರೆ ಕಡೆ ಉಪಯೋಗಿಸ್ತಿದ್ದೇ ಹೊರತು ನಿಜವಾಗಲೂ ಎಲ್ಲ ಹೆಸರು ಬಂದು ದೇವರದೇ ಆಗುತ್ತೆ. ನಮ್ಮಲ್ಲಿ ಪದ್ಧತಿ ಇದೆ, ಮಗನಿಗೆ ಹೆಸರಿಟ್ಟಿರ್ತ ಯಾರ ಹೆಸರು? ನಮ್ಮ ತಾತನ ಹೆಸರು, ಅವ್ರಿಗೆ ಅವ್ರ ತಾತನ ಹೆಸರು, ಅವ್ರಿಗೆ ಅವ್ರ ತಾತನ ಹೆಸರು. ಮೊದಲ ಹೆಸರು ಯಾರ್ದದು? ದೇವರ ಹೆಸರು. ಗೊತ್ತಾಯ್ತಾ? ಒಂದು ಯಾರಾದ್ರು ಹೆಸರಿಟ್ಟಿದ್ರೆ ಮುಂದೆ ಎಲ್ಲಿಂದ ಬರುತ್ತೆ ಹೆಸರು ಫಸ್ಟ್? ಅದು ಅಲ್ಲಿಂದ ಶುರುವಾಗುತ್ತೆ. ಮತ್ತು ಕಪಿಲ್ ದೇವ್ ಅಂತಾರೆ, ಯಾವುದೇ ಕ್ರಿಕೆಟ್ ಪ್ಲೇಯರ್ ಹೆಸರು ಅದು, ಗೊತ್ತಾಯ್ತಿಲ್ಲ. ಬಟ್ ಅದು ಆ ಹೆಸರು ಅವನಿಂದ ಬಂದಿದ್ದಲ್ಲ, ಮೊದಲ ಹೆಸರಿದೆ ಅದು. ಎಂಡ್ ಎಲ್ಲಿಗೆ ಹೋಗುತ್ತದ? ಕಪಿಲ ಸಾಂಖ್ಯಾಚಾರ್ಯ, ಕಪಿಲಾಚಾರ್ಯ ಮಹರ್ಷಿ ಕಪಿಲಾಚಾರ್ಯ, ವಿಷ್ಣು ಸಹಸ್ರಮ ವಿಷ್ಣುವಿನ ಹೆಸರು. ಯಾವುದೇ ಹೆಸರು ತಗೊಂಡು ಕೂಡ ಯಾರನ್ನು ಹೇಳುತ್ತೆ? ಬೇಸಿಕಲಿ ವಿಷ್ಣುವನ್ನು ಹೇಳುತ್ತೆ. ಮತ್ತು ವಿಷ್ಣುವನ್ನ ಪ್ರತಿಯೊಂದು ಹೇಳಬೇಕಾದ್ರೆ ಏನಂತ ಹೇಳುತ್ತದೋ ಆ ಥರ ಗುಣ ಹೇಳ್ತಾ ಇದೆ. ಯಾರಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ದೇವ್ರ ಹೆಸರು ಎಷ್ಟಿದೆ? ಅನಂತ. ಒಂದೊಂದು ಹೆಸರಿಗೆ ಒಂದೊಂದು ಗುಣ ಹೇಳಿದ್ರು, ದೇವ್ರ ಗುಣ ಎಷ್ಟಾಯ್ತು ಅಲ್ಲಿಗೆ? ಅನಂತ ಗುಣ ಆಯ್ತು. ಮತ್ತು ಒಂದೊಂದು ಹೆಸರಿಗೆ ಒಂದೊಂದು ಅರ್ಥ ಇಲ್ಲ, ಎಷ್ಟಿದೆ? ಅತಿ ಕಡಿಮೆಯಿಂದ 100 ಅರ್ಥ ಇದೆ ವಿಷ್ಣು ಸಹಸ್ರ. ದೇವ್ರ ಮಹಿಮೆ ಎಷ್ಟಾಯ್ತಾಗ? ಅನಂತಾನಂತ ಮಹಿಮೆ ದೇವರು. ಸೊ ವಾಯ್ಡ್ ಆಫ್ ಆಲ್ ಗ್ರೇಟ್ನೆಸ್ ಅದ್ವೈತ ಬಂತು. ದೇವ್ರ ನಿರ್ಗುಣ ಅಂದಮೇಲೆ ನೋ ಗ್ರೇಟ್ನೆಸ್ ಅಟ್ ಆಲ್. ಗ್ರೇಟ್ನೆಸ್ ಇದು ಆಲ್ಸೋ ಎ ವರ್ಚು. ಗ್ರೇಟ್ನೆಸ್ ಇಲ್ಲ ಅವರಲ್ಲಿ, ಆಲ್ ಆರ್ ಈಕ್ವಲಿ ಗ್ರೇಟ್. ಗ್ರೇಟ್ನೆಸ್ ಮೀನಿಂಗೇ ಇಲ್ಲ. ಆಲ್ ಆರ್ ಈಕ್ವಲಿ ಗ್ರೇಟ್ ಅಂದರೆ ಗ್ರೇಟ್ನೆಸ್ ಮೀನಿಂಗ್ ಇಲ್ಲ. ಇನ್ನು ವಿಷ್ಣು ಇದು ಗ್ರೇಟೆಸ್ಟ್ ಅಂತ ಕರೆದಾಗ ಆಗ ನಿಮಗೆ ಅರ್ಥ ಬರುತ್ತೆ ಇದು ದೇವ್ರ ಮಹಿಮೆಯಾಯಿತು. ಇನ್ನು ಬಹಳ ಮುಖ್ಯ, ವಾಯುದೇವರ ಪ್ಲೇಸೇ ಮಿಸ್ ಆಗಿಬಿಟ್ಟಿತ್ತು. ವಾಯುದೇವರ ಪ್ಲೇಸ್ ಆಚಾರ್ಯ ಕ್ರಿಯೇಟ್ ಮಾಡಿದ್ದಲ್ಲ, ಉಪನಿಷತ್ತನ್ನು ಓದಿ ನೀವೀಗ. ಯಾರು 10 ಉಪನಿಷತ್ತುಗಳಲ್ಲಿ ಅತಿ ಹೆಚ್ಚು ಬಂದಿರೋ ವಿಷಯ ಎರಡು, ಒಂದು ಬ್ರಹ್ಮತತ್ವ, ಒಂದು ಪ್ರಾಣತತ್ವ. ಬ್ರಹ್ಮತತ್ವ ಹೈಯೆಸ್ಟ್, ಅದು ವಿಷ್ಣು. ಆಮೇಲೆ ಬರೋ ಪ್ರಾಣತತ್ವ, ಅದು ವಾಯುದೇವರು. ಅದ್ಮೇಲೆ ಆಚಾರ್ಯ ಕ್ರಿಯೇಟ್ ಮಾಡಿದ್ದಲ್ಲ ಅದು. ಹೋಗಿ ಉಪನಿಷತ್ತು ಅರ್ಥ ಆಗೋದಿಲ್ಲ, ಹೋದಲ್ಲಿ ಬಿಟ್ಟುಬಿಡಿ. ರಾಮಾಯಣಕ್ಕೆ ಹೋಗಿ, ರಾಮಾಯಣದಲ್ಲಿ ಅತಿ ಹೆಚ್ಚಿನ ಸ್ಥಾನ ಇರೋದು ಯಾರಿಗೆ? ರಾವತಿ. ಆಮೇಲೆ ಇರೋದು ಯಾರಿಗೆ? ಹನುಮಂತನಿಗೆ. ಅದಕ್ಕೆ ರಾಮಾಯಣ ವೇದ ಆಯ್ತಾನೆ. ಮಹಾಭಾರತಕ್ಕೆ ಬನ್ನಿ, ಅತಿ ಹೆಚ್ಚು ಸ್ಥಾನ ಇರೋದು ಯಾರಿಗೆ? ಕೃಷ್ಣನಿಗೆ. ನೆಕ್ಸ್ಟ್ ಬಂದಿದ್ದು ಯಾರಿಗೆ? ಭೀಮಸೇನರಿಗೆ. ಅದು ಉಪನಿಷತ್ತನೇ ರಾಮಾಯಣ ಹೇಳುತ್ತೆ, ಉಪನಿಷತ್ತನೇ ಮಹಾಭಾರತ ಹೇಳುತ್ತೆ. ಇರ್ ನೋ ಚೇಂಜ್ ಅಟ್ ಆಲ್. ಅದರ ಕಥೆ ತಗೊಂಡ್ರು ಹರಿವಾಯುಗಳು, ತತ್ವ ತಗೊಂಡ್ರು ಹರಿವಾಯುಗಳು, ಈ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ. ಯಾವುದೇ ಒಂದು ಮೂಲ ಸಾಹಿತ್ಯದಲ್ಲಿ ವಿರೋಧವೇ ಇಲ್ಲ ಅಂತ ಆಚಾರ್ಯ ತೋರಿಸ್ತಾ ಬರ್ತಾರೆ. ಇದೆಲ್ಲ ಫುಲ್ಲೇ ಅದರ ಮಹಿಮೆಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಇದು ಆಚಾರ್ಯರ ಮಹಿಮೆಯ ಮುಖೈ. ಇನ್ನು ತಾರತಮ್ಯ ಇದೆ. ಸಾಧನೆ ಅಂದರೆ ಏನು ಆಗಿದ್ರೆ, ಈಗ ನಮಗೆ ಅಜ್ಞಾನ ಇದೆ, ಕರೆಕ್ಟ್, ನಮಗೆ ಅಜ್ಞಾನ ಇದೆ. ಅಜ್ಞಾನ ಎರಡು ರೀತಿ ಇದೆ ನಮಗೆ ಅಜ್ಞಾನ. ಆಚಾರ್ಯ ಹೇಳ್ತಾರೆ ಅಜ್ಞಾನ ಹೇಗಿದೆ ಅಂದರೆ, ನಾವು ಯಾರು ಅಂತೂ ಗೊತ್ತಿಲ್ಲ, ದೇವ್ರು ಹೇಗಿದ್ದಾನೆ ಗೊತ್ತಿಲ್ಲ. ನಮಗೆ ಎರಡು ಟೈಪ್ ಅಜ್ಞಾನ ಇದೆ, ನಾವ್ಯಾರೂ ಗೊತ್ತಿಲ್ಲ, ದೇವರು ಯಾರೂ ಗೊತ್ತಿಲ್ಲ. ನನಗೆ ನಾವ್ಯಾರು ಅಂತ ನಮಗೆ ಯಾವುದಕ್ಕೆ ಗೊತ್ತಿಲ್ಲ ಅಂದರೆ, ಸುಗುಣಾಚ್ಛಾದಿಕ ಅಂತ ಕರೀತಾರೆ. ಒಂದು ಮಾಯೆ ಇದೆ, ನಮ್ಮನ್ನು ಯಾರು ಅಂತ ಕಾಣದಂತೆ ಮಾಡಿಬಿಟ್ಟಿದೆ. ಇನ್ನೊಂದು ಮಾಯೆ ಇದೆ, ದೇವರು ಯಾರು ಅಂತ ಕಾಣದಂತೆ ಮಾಡಿಬಿಟ್ಟಿದೆ. ದೇವರನ್ನು ತೋರಿಸೋದಕ್ಕೆ ಅಡ್ಡಿಯಾಗಿದೆ ಅದು ಪರಮಾಚ್ಛಾದಿಕ, ನಮ್ಮನ್ನು ನೋಡೋದಕ್ಕೆ ಅಡ್ಡಿಯಾಗಿದೆ ಅದು ಸುಗುಣಾಚ್ಛಾದಿಕ. ಅರ್ಥ ಆಯ್ತಾ? ಅದರಿಂದ ಆಚ್ಛಾದಿಕ ಅಂದ್ರೇನು, ಕವರಿಂಗ್ ಅಂತ, ಕವರಿಂಗ್ ಇದೆ ಅದರಿಂದ ಕಾಣ್ತಾ ಇಲ್ಲ. ಯಾವಾಗ ಕವರಿಂಗ್ ಹೋಗಿಬಿಡುತ್ತಲ್ಲ ಅವಾಗ ಕಾಣುತ್ತೆ. ಯಾವ ಕವರಿಂಗ್ ಹೋಗುತ್ತೆ ಗೊತ್ತಾ? ಸುಗುಣಾಚ್ಛಾದಿಕ, ನಾವು ಯಾರು, ಎಲ್ಲಿಂದ ಬಂದೆ, ಮುಂದೆ ಅತ್ತ ಪಯಣ ಅಂತ ಹೇಳ್ತೇವಲ್ಲ, ನಾವು ಯಾರು ಗೊತ್ತಿಲ್ಲ. ಅಪರೋಕ್ಷ ಜ್ಞಾನ ಆಗುತ್ತೆ, ಏನಾಗುತ್ತಾಗ ನಾವ್ಯಾರು ಅಂತ ಗೊತ್ತಾಗುತ್ತೆ. ಸುಗುಣಾಚ್ಛಾದಿಕ ಹೊರಟೋಯ್ತು. ಆದ್ರೆ ಪರಮಾಚ್ಛಾದಿಕ ಅದು ಹೋಗೋದಿಲ್ಲ. ಅದು ಏನೇನು ಮಾಡುತ್ತದೋ, ದೇವರು ಸ್ವಲ್ಪ ಸರಿಸ್ತಾರೆ ಅಷ್ಟೇ, ವ್ಯಾಘುಟ್ಯ ಸ್ವಲ್ಪ ಸರಿಸ್ತಾರೆ. ದೇವರು ಪೂರ್ತಿ ಯಾರಿಗೂ ಕಾಣೋದೇ ಇಲ್ಲ. ದೇವರು ಪೂರ್ತಿ ಕಾಣೋದು ಯಾರಿಗೆ? ತನಗೊಂದೇ. ಲಕ್ಷ್ಮೀದೇವಿಗೂ ಕಾಣೋದಿಲ್ಲ ಪೂರ್ತಿ, ತನಗೊಂದೇ. ಅದಕ್ಕೆ ಅರ್ಜುನ ಹೇಳ್ತಾನೆ, ಸ್ವಯಮೇವ ಆತ್ಮನಾತ್ಮಾನಂ ವ್ಯರ್ಥತ್ವಂ ಪುರುಷೋತ್ತಮ. ದೇವರನ್ನು ದೇವರು ತಿಳಿದಷ್ಟು ಮಹಾಲಕ್ಷ್ಮಿಯೂ ತಿಳಿದಿಲ್ಲ, ಮಹಾಲಕ್ಷ್ಮಿ ತಿಳಿದಷ್ಟು ಬ್ರಹ್ಮವಾಯುಗಳು ತಿಳಿದಿಲ್ಲ, ಅವರಷ್ಟು ಸರಸ್ವತಿ ಭಾರತೀಯ ತಿಳಿದಿಲ್ಲ. ಕಡಿಮೆ ಆಗ್ತಾ ಬರುತ್ತದು. ಅಂತೂ ಕಾಣೋದು ನಿಜ. ಆದರೆ ದೇವರೇ ಕಾಣಷ್ಟು. ಉದಾಹರಣೆ ನಮ್ಮ ವಿಷಯ, ನಮಗೆ ಬೇರೆ ಯಾರಿಗೆ ಗೊತ್ತಿರುತ್ತೆ? ಪ್ರತಿಯೊಬ್ಬರ ಅಕೌಂಟ್ ಕೂಡ ಉಳಿದವರಿಗೆ ಗೊತ್ತಾಗೋದಾಗಿದ್ರೆ ಗತಿಯರಾಗಿರ್ತೀವಿ. ಅವನವ್ರಿಗೆ ಗೊತ್ತಾಗಿ ಪದ್ಧತಿ ಆಗಿದೆ. ಅವರವ್ರ ವಿಷಯ ಪೂರ್ತಿ ಗೊತ್ತಾಗೋರು ಅವನೇ ಹೇಳಿದ್ರು ಕೇಳಬೇಕಷ್ಟೇ ಹೊರತು ಪೂರ್ತಿ ಗೊತ್ತಾಗೋದಿಲ್ಲ. ಅಂದಮೇಲೆ ನಮ್ಮ ವಿಷಯ ನಮಗೆ ಗೊತ್ತಿಲ್ಲ, ದೇವ್ರ ವಿಷಯನೂ ಗೊತ್ತಿಲ್ಲ. ನಮ್ಮ ವಿಷಯ ಗೊತ್ತಾಗುತ್ತೆ ಅಪರೋಕ್ಷ ಜ್ಞಾನ ಬಂದುಬಿಟ್ರೆ, ದೇವ್ರ ವಿಷಯ ಮಾತ್ರ ಪೂರ್ತಿ ಗೊತ್ತಾಗೋದೇ ಇಲ್ಲ. ಎಷ್ಟು ಗೊತ್ತಾಗಬೇಕು ಅಷ್ಟು ಗೊತ್ತಾಗುತ್ತೆ ಅಷ್ಟೇ ಹೊರತು ಪೂರ್ತಿ ಗೊತ್ತಾಗೋದಿಲ್ಲ. ಇವೆಲ್ಲ ಸೂಕ್ಷ್ಮ ವಿಚಾರ ಬಿಡಿಸಿ ಬಿಡಿಸಿರ್ತಾ ಬಂತು. ಮತ್ತು ಇಡೀ ರಾಮಾಯಣ ಮಹಾಭಾರತದ ಕಥೆಗಳಲ್ಲ, ತತ್ವಗಳು ಅಂತ ಹೇಳಿ ಅಲ್ಲಿರೋ ದೇವತೆಗಳ ತತ್ವದ ರೆಪ್ರೆಸೆಂಟೇಷನ್. ಅವರು ಧರ್ಮರಾಜ ಯಮ ಅಂದರೆ ಯಮ ಒಂದು ತತ್ವದ ಅಭಿಮಾನಿ ದೇವತೆ. ಅದೇ ರೀತಿಯಲ್ಲಿ ಅರ್ಜುನ ಇಂದ್ರ, ಇಂದ್ರ ತತ್ವದ ಅಭಿಮಾನಿ ದೇವತೆ. ಎಲ್ಲದನ್ನು ಹೇಳ್ತಾ ಇಡೀ ರಾಮಾಯಣ ಮಹಾಭಾರತಗಳು ಏನು ಹೇಳ್ತಾ ಇವೆ ನಮಗೀಗ, ದೇವತೆಗಳ ಮಹಿಮೆಯನ್ನು ಹೇಳ್ತಾ ಅವರ ತಾರತಮ್ಯವನ್ನು ಹೇಳ್ತಾ ಇದೆ, ವಿಷ್ಣು ಸರ್ವೋತ್ತಮತ್ವನ್ನು ಹೇಳ್ತಾ ಇದೆ. ಅನಂತರ ಮಹಾಲಕ್ಷ್ಮಿಯ ಸ್ಥಾನ ಎಲ್ಲ ಬಿಡಿಸ್ತಾ ಬಿಡಿಸ್ತಾ ಬಂದರು. ಈಗ ಆಚಾರ್ಯರು ಪ್ರತಿಯೊಂದು ಶಾಸ್ತ್ರದ ಮುಖಕ್ಕೂ ನ್ಯಾಯವನ್ನು ಸಲ್ಲಿಸಿದರು. ಮತ್ತು ಇನ್ನೊಂದು ವಿಶೇಷ ಅಂದರೆ ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಪ್ರಮಾಣ ಇದೆ. ಅಲ್ಲಿ ಪ್ರತ್ಯಕ್ಷನೂ ಪ್ರಮಾಣ, ಅನುಮಾನನೂ ಪ್ರಮಾಣ, ಆಗಮನೂ ಪ್ರಮಾಣ. ಮತ್ತು ಆಚಾರ್ಯ ಅನೇಕ ವಿಷಯಗಳನ್ನು ತಿಳಿಸಿದರು. ಪ್ರಮಾಣಗಳಲ್ಲಿ ತಾರತಮ್ಯ ಇದೆ, ಪ್ರಮಾಣಗಳಲ್ಲೂ ತಾರತಮ್ಯ ಇದೆ. ನಮ್ಮಲ್ಲಿ ಒಪ್ತಿದೆ ಟೀಕಾಚಾರ್ಯರ ಮಾತಿದೆ, ಆಚಾರ್ಯರ ಮಾತಿದೆ, ಯಾರ ಮಾತು ಹೆಚ್ಚು ಪ್ರಧಾನ? ತಾರತಮ್ಯ ಇದೆ, ಕಣ್ಣು ಮುಚ್ಕೊಂಡು ಹೇಳಬೇಕು. ದಾಸ ಸಾಹಿತ್ಯ ಇದೆ, ವ್ಯಾಸ ಸಾಹಿತ್ಯ ಇದೆ, ಅದರಲ್ಲೂ ಕೂಡ ಪ್ರಮಾಣದ ವ್ಯವಸ್ಥೆ ಇದೆ. ಅರ್ಥ ಮಾಡ್ಕೊಂಡ್ಬಿಟ್ರೆ ಮಾತಿನಲ್ಲಿ ತಾರತಮ್ಯ ಇದೆ. ಈ ಮಾತನ್ನು ತಿಳಿಸಿಬಿಟ್ಟು ಆಚಾರ್ಯರು ಪ್ರತಿಯೊಬ್ಬರ ಮಾತಿನಲ್ಲಿ ತಾರತಮ್ಯ ಇರೋದ್ರಿಂದ ವೇದವ್ಯಾಸರ ಮಾತಿನ ಮಹಿಮೆನೇ ಬೇರೆ, ಬ್ರಹ್ಮಸೂತ್ರಗಳ ಹಿರಿಮೆನೇ ಬೇರೆ, ಭಾಷೆಯ ಹಿರಿಮೆನೇ ಬೇರೆ, ಟೀಕಾದ ಹಿರಿಮೆ ಬೇರೆ. ಅದೆಲ್ಲ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಇನ್ನು ಪ್ರತ್ಯಕ್ಷ ಇದೆ, ಪ್ರತ್ಯಕ್ಷ ಪ್ರಮಾಣ, ಆಗಮ ಪ್ರಮಾಣ. ಇವನು ಹೇಗೆ ಹೊದ್ದಿಸ್ಬೇಕು? ಪ್ರತ್ಯಕ್ಷರು ಪ್ರಮಾಣ ಅಂತೀರಿ, ಆಗಮನೂ ಪ್ರಮಾಣ ಅಂತೀರಿ, ಮತ್ತು ಯಾವ್ದು ಹೈಯೆಸ್ಟ್ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ನೀವು ಗೊತ್ತಿರಲಿ, ಪ್ರತ್ಯಕ್ಷಕ್ಕೊಂದು ಲಿಮಿಟೇಷನ್ ಇದೆ. ಪ್ರತ್ಯಕ್ಷ ಯಾವುದ್ರ ಬಗ್ಗೆ ಮಾತ್ರ ಕಾಂಪಿಟೆಂಟ್ ಆಗುತ್ತೆ? ಮೆಟೀರಿಯಲ್ ಥಿಂಗ್ಸ್ ಬದಿಗೆ ಮಾತ್ರ. ಪ್ರತ್ಯಕ್ಷಕ್ಕೆ ಯಾವ ಕೆಪ್ಯಾಸಿಟಿ ಇಲ್ಲ? ಅತೀಂದ್ರಿಯ ಶಕ್ತಿ ಅದಕ್ಕಿಲ್ಲ. ಮೆಟೀರಿಯಲ್ ವರ್ಲ್ಡ್ ಮಾತ್ರ ನೋಡುತ್ತಾದ್ರಿಂದ ಮೆಟೀರಿಯಲ್ ವರ್ಲ್ಡ್ ಬಗ್ಗೆ ಫೈನಲ್ ಅಥಾರಿಟಿ ಅಂದರೆ ಯಾವುದು? ಪ್ರತ್ಯಕ್ಷನೇ. ಆದರೆ ಈಗ ಅತೀಂದ್ರಿಯ ಪದಾರ್ಥಕ್ಕೆ ಪ್ರಪಂಚಕ್ಕೆ ಬಂದರೆ ಯಾವುದು ಅಲ್ಟಿಮೇಟ್ ಅಥಾರಿಟಿ? ಅದು ವೇದನೆ. ಈಗ ಕ್ಲಾಸಿಫೈ ಮಾಡಿದ್ರೆ ಯಾರು ಮಾಡಿರಲಿಲ್ಲ ಕೂಡ, ಉಪಜೀವ್ಯ ಪ್ರಮಾಣ, ಉಪಜೀವಕ ಪ್ರಮಾಣ. ಇನ್ನು ವೇದವಾಕ್ಯಗಳನ್ನು ತಗೊಂಡಾಗಲೂ ಕೂಡ ಎಲ್ಲ ಭೇದವಾಕ್ಯ ಇದೆ, ಅಭೇದ ವಾಕ್ಯ ಇದೆ. ಕೆಲವು ಸಾವಕಾಶ ವಾಕ್ಯಗಳು ಅಂತ ಕೆಲವು, ನಿರ್ವಕಾಶ ವಾಕ್ಯಗಳು ಅಂತ ಕೆಲವು. ನಿರ್ವಕಾಶ ವಾಕ್ಯಗಳು ಅಂದ್ರೇನು? ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ಅದೊಂದೇ ಅರ್ಥನೇ ಮಾಡಬೇಕು, ನಿರ್ವಕಾಶವಾದ ವಾಕ್ಯ. ಇನ್ನು ಕೆಲವು ವಾಕ್ಯ ಏನಾಗಿರುತ್ತದು? ಬೇರೆ ಅರ್ಥ ಮಾಡೋಕ್ಕೆ ಬರುತ್ತೆ. ಅದೆಂಥ ವಾಕ್ಯ? ಅದು ಸಾವಕಾಶವಾದ ವಾಕ್ಯ. ಅರ್ಥ ಆಯ್ತಾ? ಉದಾಹರಣೆಗೆ ಬರೀತಾನೆ, ಅವರಿಗೆ 20 ಕೊಡು ಅಂದು ಬಿಡ್ತಾನೆ. 20 ಕೊಡು, 20 ಕೊಡಬೇಕು? 8 ಕೊಟ್ಟರು ಕೊಡ್ಬೋದು, ದುಡ್ಡು ಕೊಟ್ಟರು ಕೊಡ್ಬೋದು, ಮನೆ ಕೊಟ್ಟರು ಕೊಡ್ಬೋದು, 20 ಗೊತ್ತಿಲ್ಲ. 20 ಓನ್ಲಿ ಬರೀತಾನೆ. ಅವಾಗ ಏನಾಗುತ್ತಾಗ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಆಗ 20 ಅಂಬೋದು 20 ಕೊಡು, 20 ಕೊಡು. ಯಾವುದು ಸಾವಕಾಶ, ಯಾವುದು ನಿರವಕಾಶ? ಯಾವುದು ಸಾವಕಾಶ? 20 ಎಂಬುದು ಸಾವಕಾಶ, 20 ಅಂಬೋದು ಏನದು? ನಿರವಕಾಶ. ಆ ರೀತಿ ಬಂದಾಗ ಯಾವುದು ಪ್ರಧಾನ? ನಿರವಕಾಶ ಪ್ರಧಾನ, ಸಾವಕಾಶ ಪ್ರಧಾನ ಅಲ್ಲ. ಇನ್ನೆಲ್ಲ ಹೇಳ್ತಾ ಬಂದು, ಏಕೋ ನಾರಾಯಣ ಆಸಿ ನ ಬ್ರಹ್ಮ ನ ಚ ಶಂಕರ. ವೇದವಾಕ್ಯ ಎಲ್ಲರೂ ಒಪ್ಪಿರೋ ವೇದವಾಕ್ಯ ಇದೆ, ಏಕೋ ನಾರಾಯಣ ಆಸಿ ನ ಬ್ರಹ್ಮ ನ ಚ ಶಂಕರ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆಚಾರ್ಯ, ಹೇಗೆ ಅರ್ಥ ಮಾಡ್ತಾರೆ? ತುಂಬ ದಿನ ಕನ್ಫ್ಯೂಷನ್ ತಿಳ್ಕೊಂಡ್ಬಿಡ್ತಾರೆ, ಕನ್ಫ್ಯೂಷನ್ನೇ ಇಲ್ಲ ಅದರಲ್ಲಿ. ಇನ್ನೊಂದು ವಾಕ್ಯ ಇದೆ, ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಅಂತಿದೆ, ಏಕೋರುದ್ರೋ ಅದ್ವಿತೀಯಾಯತಸ್ಥೆ ಅಂತಿದೆ. ಈ ಮೂರು ವಾಕ್ಯ ಇದೆ. ಅವ್ರಿಗೆ ಕೆಲವು ಏನು ಮಾಡಿಕೊಂಡ್ರು, ಏಕೋ ನಾರಾಯಣ ಆಸೀತ್ ತಿಳ್ಕೊಂಡ್ರು, ವಿಷ್ಣು ಸರ್ವೋತ್ತಮ ಅಂದರು, ಹಿರಣ್ಯ ಗರ್ಭ ಸಮವರ್ತತಾಗ್ರೆ, ಹಿರಣ್ಯ ಗರ್ಭ ಅಂದರೆ ಬ್ರಹ್ಮದೇವರು, ಆದರೆ ಬ್ರಹ್ಮ ಸರ್ವೋತ್ತಮ ಅಂತ ಕೆಲವರು ಕರೆದ್ರು. ಏಕೋರುದ್ರೋ ಅದ್ವಿತೀಯಾಯತಸ್ಥೆ, ರುದ್ರ ಸರ್ವೋತ್ತಮ ಅಂತ ಕರೆದ್ರು. ಏನ್ರಿ ಎಲ್ಲ ಈಕ್ವಲ್ ಆಯ್ತಲ್ಲ. ಆಚಾರ್ಯ ಸರಿಯಾದ ವಾಕ್ಯ ನೋಡು ಅಂತೆ, ಸರಿಯಾಗಿ ನೋಡು, ಉತ್ತರ ಅಲ್ಲೇ ಇದೆ. ಏಕೋರುದ್ರೋ ಅದ್ವಿತೀಯಾಯತಸ್ಥೆ, ಮುಂದೇನಿದೆ ಸ್ಟಾಪಲ್ಲಿಗೆ ಏನೂ ಇಲ್ಲ. ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಮುಂದೇನಿದೆ ಸ್ಟಾಪ್ ಏನೂ ಇಲ್ಲ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ಮುಂದೆ ಇದೆ, ನ ಶಂಕರ ಇದೆ. ಸೊ ಯಾವುದು ನಿರವಕಾಶ, ಯಾವುದು ಸಾವಕಾಶ, ಯಾವುದು ಸಾವಕಾಶ, ಯಾವುದು ನಿರವಕಾಶ? ಈಗ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನಚ ಶಂಕರ ಅಂತ ಹೇಳಿದ ಮೇಲೆ ಬ್ರಹ್ಮದೇವರ ಸರ್ವತ್ರ ಚಾನ್ಸೇ ಇಲ್ಲ, ರುದ್ರಾಗ ಚಾನ್ಸೇ ಇಲ್ಲ. ಯಾಕೆ ಏಕೋ ನ ಅಂತ ಹೇಳಿಬಿಟ್ಟಿದ್ದಾರೆ ಇಲ್ಲಿ. ಹಾಗಲ್ಲ, ಏಕೋ ರುದ್ರೋ ದ್ವಿತೀಯ ಆಯತಷ್ಟೇ ಅಷ್ಟೇ. ರುದ್ರ ಅಂತ ಯಾರು ಗೊತ್ತಾ? ಈಗ ವಿಷ್ಣು ಅಂತ ಅರ್ಥ. ರುದ್ರೋ ಬಹುಶರಾಬೊಬ್ರು ಅಲ್ಲೇ ಇದೆ. ರುದ್ರ ಎದಿಕೊಟ್ಟು ವಿಷ್ಣು ಮುಂದೆ ಏನಂತ ಇರಬಾರ್ದಾಗಿತ್ತು ಇವ್ರ ಪ್ರಕಾರ. ಏಕೋ ರುದ್ರೋ ನದ್ವಿತೀಯ ಆಯತಷ್ಟೇ, ನವಿಷ್ಣು ಅಂದ್ರೆ ಪ್ರಾಬ್ಲಮ್ ಬರೋದು. ನವಿಷ್ಣು ಅಂತ ಅಲ್ಲಿಲ್ಲ. ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಆದ್ಮೇಲೆ ಏನಿಲ್ಲ, ನವಿಷ್ಣು ಅಂತಿಲ್ಲ, ಗೊತ್ತಾಯ್ತು. ಹಿರಣ್ಯ ಗರ್ಭ ಯಾರಿಲ್ಲಿ? ವಿಷ್ಣುವೇ. ಸಿಂಪಲ್ ಅದು. ಇದೆಲ್ಲ ಅರ್ಥ ಮಾಡಿಕೊಂಡು ಯಾರಿಗೆ ಬೇಕಾದ್ರೆ ತಿಳಿಯುತ್ತೆ. ಈ ರೀತಿ ಆಚಾರ್ಯ ಹೇಳಿದ್ರಿಂದ ಯಾರಿಗೆ ಕನ್ಫ್ಯೂಷನ್ನೇ ಬರಲಿಲ್ಲ. ಅದಕ್ಕೆ ಅವ್ರು ಯಾರು ಫಾಲೋ ಮಾಡಿದ್ರು ಅವ್ರನ್ನ? ಪದ್ಮನಾಭ ತೀರ್ಥರು, ತ್ರಿವಿಕುಲ ಪಂಡಿತಾಚಾರ್ಯರು, ಜಯತೀರ್ಥರು, ಎಂತೆಂಥವ್ರು ಅಂತ ಟಾಪ್ ಮೋಸ್ಟ್ ಟಾಪ್ ರ್ಯಾಂಕಿಂಗ್ ಪರ್ಸನಾಲಿಟೀಸ್ ಎಲ್ಲ ಇವ್ರು ಶಿಷ್ಯರಾಗಿಬಿಟ್ಟು. ಯಾಕೆ ಅವ್ರ ಶಿಲ ಅಷ್ಟು ಶುದ್ಧವಾಗಿತ್ತು. ರಾಘವೇಂದ್ರ ಸ್ವಾಮಿಗಳು ಜಗತ್ತಿಗೆ ಗೊತ್ತಲ್ಲ, ಯಾರನ್ನು ಫಾಲೋ ಮಾಡಿದ್ದವರು? ಮಧ್ವಾಚಾರ್ಯರು ಫಾಲೋ ಮಾಡಿದ್ರು. ಕಾರಣ ಏನು? ಪರಿಶುದ್ಧವಾದ ಸಿದ್ಧಾಂತ ಹೇಳಿದ್ರು. ದೇವರು ಗುಣಪೂರ್ಣ, ವಿರೋಧ ಇಲ್ಲ. ದೇವ್ರ ನಿರ್ಗುಣ, ವಿರೋಧ ಇಲ್ಲ. ಗೊತ್ತಾಯ್ತಾ? ಸಾವಕಾಶ ನಿರವಕಾಶ ಯೋಚನೆ ಇಲ್ಲ. ಉಪಜೆ ಉಪಜೀವಿಕ ಯೋರವಿಧ ಇಲ್ಲ. ಎಲ್ಲದನ್ನು ಪ್ರತಿಯೊಂದನ್ನು ಬಿಡಿಸ್ತಾ ಬಂದರು. ಇದರಿಂದಾಗಿ ಆಚಾರ್ಯರಿಗೆ ಯಾವ ದೃಷ್ಟಿಯಿಂದ ಕೂಡ ಒಂದು ಚೂರು ಕೂಡ ದೋಷ ಉಳಿದಂತೆ ಆಯಿತು. ಅವರು ಹಿಂದವರು ಹೇಳಿದ ಅಭ್ಯಕ್ಷನಿಗೆ ಉತ್ತರ ಕೊಟ್ರಿ ಇವರು. ಆದರೆ ಇವರು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಯಾವ್ದು ಉಳ್ಕೊಡುತ್ತೆ ಕೊನೆಗೆ? ಪೂರ್ವಪಕ್ಷ ಯಾವನ್ ಮಧ್ವಮತೋದಯ ಅಂತೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯ ಆಗಮ ಏವಹಿ. ಇನ್ನು ಮಧ್ವ ಸಿದ್ಧಾಂತದಲ್ಲಿ ಯಾರ್ಯಾರು ಆಮೇಲೆ ಬಂದರು? ಆ ಕಾಲಕ್ಕೇನೆ ಎಂಥವ್ರು ಶಿಷ್ಯರಾದರು? ಅವರು ನೆನಪಿರಲಿ, ಆಚಾರ್ಯರಿಗೆ ತಮ್ಮದೇ ಆದ ಫಾಲೋಯರ್ಸ್ ಅಂತ ಇರಲಿಲ್ಲ. ಯಾತಕ್ಕೆ? ಒಬ್ಬರೇ ಇನ್ನೂ ಫಾಲೋಯರ್ ಅವರೇ ಇದ್ದರು. ಗೋವಿಂದ ಭಗವತ್ಪಾದ ಶಿಷ್ಯರೆಲ್ಲ ಇವರು ಶಿಷ್ಯರಾದರು, ಗೌಡಪಾದ ಶಿಷ್ಯರೆಲ್ಲ ಶಿಷ್ಯರಾದರು, ಅವರು ನಾಥಮುನಿಗಳ ಶಿಷ್ಯರು, ಯಾಮನಾಥ ಶ್ರೀಗಳು ಶಿಷ್ಯರಾದರು. ಅದೆಲ್ಲ ಪರಿವಾರ ಬಂದುಬಿಡುತ್ತೆ ಹಿಂದಕ್ಕೆ. ಆಚಾರ್ಯ ಯಾರೂ ಇಲ್ಲ, ತಂದೆ ತಾಯಿಗಳೇ ಫಸ್ಟ್ ಇಲ್ಲ ಅವರಿಗೆ. ಯಾಕೆ? ಅವರೆಲ್ಲ ಬೇರೆ ಪಕ್ಷದಲ್ಲಿದ್ದವರು, ಗುರುಗಳಿಲ್ಲ. ಆಚೆ ಪ್ರತಿಯೊಬ್ಬರು ವಿನ್ ಮಾಡ್ತಾ ಹೋಗಬೇಕಾಯ್ತು. ಪ್ರತಿಯೊಬ್ಬರನ್ನು ಕೂಡ ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ಶಿಷ್ಯರು ಮಾಡ್ಕೋಬೇಕಾಯ್ತು. ಶೋಭನಾ ಭಟ್ಟರು ದೊಡ್ಡ ವಾಕ್ಯಾರ್ಥ ಸಭೆ, ಆಚಾರ ವಾದ ಮಾಡಿ ಎಲ್ಲರನ್ನೂ ಸೋಲಿಸಿದರು. ಅವರು ಶಿಷ್ಯರಾಗ್ತಾ ಬಂದರು. ಅವ್ರು ಆ್ಯಕ್ಚುಲಿ ಹಿಂದೆ ಅಪ್ಪನಾಸ್ತಿ ಇರೋದು ಬೇರೆ, ಒಬ್ಬ ವಾರಾನದ ಹುಡುಗ ಕೋಟ್ಯಾಧೀಶ ಆಗೋದು, ಎಷ್ಟು ವ್ಯತ್ಯಾಸ ಇದೆ. ಆಚಾರ ವಾರಾನದ ಹುಡುಗ ತಪ್ಪು ತಿಳ್ಕೊಬಾರ್ದು ಅಷ್ಟೇ. ಮತ್ತೆ ಉದ್ದೇಶ ಹೇಳಿದ್ದು, ಏನೂ ಇಲ್ಲದೆ ಇದ್ದವರು ಕೋಟ್ಯಾಧೀಶರಾಗದಾಗಿರುತ್ತೆ. ಅದು ಸಾಚಾರ ಸಂಪಾದನೆಯಿಂದ, ಅದ್ರ ಟೈಪ್ ಅಲ್ಲ, ಅದು ಅವ್ರ ಟೈಪ್ ಅಲ್ಲ, ಸರಿಯಾದ ರೀತಿಯಲ್ಲಿ ಆಗೋದು ಹೇಗಿರ್ತದೆ, ಅಪರಾಸ್ತಿನ ಡೆವಲಪ್ ಮಾಡೋದು ಹೇಗಿರ್ತದೆ, ಎಷ್ಟು ಡಿಫ್ರೆನ್ಸ್ ಇರ್ತದೆ. ಆಚಾರ್ಯ ಎಲ್ಲ ಮಾಡಬೇಕಾಗಿತ್ತು. ಆ ದೃಷ್ಟಿಯಲ್ಲಿ ಶಾರ್ಟ್ ಸ್ಪ್ಯಾನು, ಬಿಗ್ ಚಾಲೆಂಜಸ್ಸು, ಗೊತ್ತಾಯ್ತಾ? ಸಿಂಗಲ್ ಹ್ಯಾಂಡೆಡ್ ಅಪ್ರೋಚ್. ಇದರಲ್ಲಿ ಆಚಾರ್ಯ ಏನಾದರೂ ಪರ್ಫೆಕ್ಟಾಗಿ ಬಂದರು. ಅದಕ್ಕೆ ಪೂರ್ಣ ಪ್ರಜ್ಞಾನ ಹೆಸರು ಸಾರ್ಥಕವಾಯಿತು, ಆನಂದ ತೀರ್ಥ ಅಂದ್ರೆ ಸಾರ್ಥಕವಾಯಿತು. ಇನ್ನೂ ಕೆಲವು ಭಾರಿ ಪ್ರಾಬ್ಲಮ್ ಇತ್ತು ಬೇರೆಯವರಿಗೆಲ್ಲ ಕೂಡ. ಜ್ಞಾನ ದೊಡ್ಡದ, ಕರ್ಮ ದೊಡ್ಡದು, ಭಾರಿ ಪ್ರಾಬ್ಲಮ್. ಕೆಲವರು ಎರಡೂ ಬೇಡ ಅಂತ ಕೆಲವರು, ಜ್ಞಾನವೂ ಬೇಡ ಕರ್ಮನೂ ಬೇಡ ಅಂತ ಕೆಲವರು. ಆದ್ರೆ ನಮಗೂ ಹೆಚ್ಚಿಗೆ ಬರೋದು ಅಂಥವ್ರೇ ಆಗಿರೋದೆಲ್ಲ. ಜ್ಞಾನ ಬೇಡ, ಕರ್ಮನೂ ಬೇಡ. ಕೆಲವರು ಜ್ಞಾನ ಸಾಕು ಕರ್ಮ ಬೇಡ ಅಂತ ಹೇಳಿ, ಕರ್ಮ ಸಾಕು ಜ್ಞಾನ ಬೇಡ ಅಂತ ಹೇಳಿ. ಎಷ್ಟು ಪ್ರಾಬ್ಲಮ್ ಇವೆಲ್ಲ, ಯಾರು ಸಾಲ್ವ್ ಮಾಡಿ ಇಲ್ಲವೆಲ್ಲ ಕೂಡ ಹಾಗೆ ಬಿಟ್ಬಿಟ್ಟಿದ್ದಾರೆ. ಅವ್ರ ಅದ್ವೈತ ಏನು ಉತ್ತರ ಕೊಡ್ತಾ ಅದಕ್ಕೆ? ಮೋಕ್ಷೋಹೋ ಕರ್ಮ ಸನ್ಯಾಸ, ಜ್ಞಾನ ಕರ್ಮ ಬಿಟ್ಟೇ ಬಿಡಿ ಅಂತ ಹೇಳಿಬಿಟ್ರು. ಇವರೇನು ಮಾಡಿದರು? ಎರಡು ಇಟ್ಕೊಳ್ಳಿ ಅಂತ ಹೇಳಿ, ಯಾಕೆ ಇಟ್ಕೋಬೇಕು ಹೇಳಕ್ ಬರಲಿಲ್ಲ. ಆಚಾರ್ಯ ಹೇಳ್ತಾರೆ, ಮುಖ್ಯವಾಗಿ ಮೋಕ್ಷ ಸಾಧನ ಯಾವುದು ಒಂದು ಉತ್ತರ ಕೊಡಬೇಕಲ್ಲ. ಆಚಾರ್ಯ ಉತ್ತರ ಕೊಟ್ರು, ಜ್ಞಾನೇನೈವ ಪರಂಪದ. ಉಪನಿಷತ್ತು ಹೇಳ್ತಾ ಇದೆ, ವಿದ್ಯೆಯ ಅಮೃತಮಶ್ನುತೆ, ತಮೇವಂ ವಿದ್ವಾನ್ ಅಮೃತೇ ಭವತಿ, ನಾಣ್ಯ ಪಂಥ ಅಯನಾಯ ವಿದ್ಯತೆ. ಜ್ಞಾನವೇ ಮೋಕ್ಷಕ್ಕೆ ಸಾಧನ, ಬೇರೆ ದಾರಿ ಇಲ್ಲ. ಅದು ಕರ್ಮ ಯಾತಕ್ಕೆ ಬೇಕು ಅಂತ ಕೇಳಿದರೆ, ಜ್ಞಾನ ಬರಲೇ ಕರ್ಮ ಬೇಕು. ಕರ್ಮದ ರೋಲ್ ಡಿಫೈನ್ ಮಾಡೋಕ್ಕಾಗಿರಲಿಲ್ಲ. ಜ್ಞಾನದಿಂದ ಮೋಕ್ಷನೋ ಕರ್ಮದಿಂದ ಮೋಕ್ಷ, ಉತ್ತರ ಏನು ಕೊಡಬೇಕು ಅದಕ್ಕೀಗ? ಜ್ಞಾನದಿಂದನೇ ಮೋಕ್ಷ. ಮತ್ತು ಕರ್ಮ ಯಾತಕ್ಕೆ ಬೇಕು ಅಂದರೆ, ಜ್ಞಾನ ಬರಲೇ ಕರ್ಮ ಬೇಕು. ಸೊ ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ, ಕ್ಲಿಯರ್ ಕರೆಕ್ಟಾಗಿ ಬಂತು. ಈ ವ್ಯವಸ್ಥೆ ಯಾರು ಮಾಡೋಕ್ಕಾಗಿರಲಿಲ್ಲ, ಒಂದು ಆಚಾರ ವ್ಯವಸ್ಥೆಯನ್ನು ಮಾಡಿ. ಅರ್ಥ ಆಯ್ತಾ? ಹಾಗಿದ್ರೆ ಆಚಾರ ಯಾತಕ್ಕೆ ಬೇಕು ನಮಗೀಗ? ನಮ್ಮ ಸದಾಚಾರ ಬೇಡ, ಒಳ್ಳೆ ಕರ್ಮ ಮಾಡ್ತೇವೆ, ಜ್ಞಾನ ಬರುತ್ತೆ, ಮೋಕ್ಷಕ್ಕೆ ಹೋಗ್ತೇವೆ ಅಂತ ಕೇಳಿದರೆ ಇಲ್ಲ, ಸಾಧ್ಯ ಇಲ್ಲ. ಕರ್ಮಾಚರಣೆ ಏನಾಗಿರಬೇಕದು? ಸದಾಚಾರದ ಕೂಡಿರಬೇಕು. ಸದಾಚಾರ ಅಂದರೆ ಏನದು? ಗುಡ್ ಕಾಂಡಕ್ಟ್. ಆಚಾರ ಶಬ್ದ ಕರೆಕ್ಟ್ ಅರ್ಥ ಅಂದರೆ ಕಾಂಡಕ್ಟ್ ಅಂತ. ಒಳ್ಳೆ ಕಾಂಟ್ಯಾಕ್ಟ್ ಇಲ್ಲದ ಹೋದರೆ ಯಾವ ಕರ್ಮಕ್ಕೂ ಬೆಲೆ ಇಲ್ಲ. ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, ಪ್ರಿನ್ಸಿಪಾಲ್ ಕಲ್ಲು ಹೊಡೆದು ಬಂದಿದ್ದಾನೆ, ಏನು ಮಾಡ್ತೀರಿ ಈಗ? ಯಾರು ಕೆಲಸ ಕೊಡೋದಿಲ್ಲ ಅದಕ್ಕೆ, ಅವ್ರನ್ನೇ ಹೊಡೆದಾಕಿದ್ದಾರೆ, ಇವನ್ನೇ ಕೆಲಸ ಸಾಧ್ಯನಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಮೆರಿಟ್ ಇದೆ, ಅವ್ನು ಕಾಂಟ್ಯಾಕ್ಟ್ ಇಲ್ಲ, ಏನು ಒಳ್ಳೆ ಕಾಂಟ್ಯಾಕ್ಟ್ ಕಂಡವ್ರ ಕಾಲಿ ಬೀಳ್ತಾನೆ ಪಾಪ, ಕೇಳಿದ್ದೆಲ್ಲ ಸೊನ್ನೆ, ಅವ್ನ ವಿಚಾರಣೆ ಗೊತ್ತಿಲ್ಲ ಅವನಿಗೆ, ಮೆರಿಟ್ ಇಲ್ಲ, ಅವನಿಗೆ ಕಾಂಟ್ಯಾಕ್ಟ್ ಇಲ್ಲ. ಅದಕ್ಕೆ ಎಲ್ಲ ಹೋದ್ರೆ ಎರಡು ಬೇಕು ನಮಗೆ, ಇಲ್ಲಿ ಏನು ಕೇಳ್ತಾರಲ್ಲಿ, ಮಾರ್ಕ್ಸ್ ಕಾರ್ಡ್ ಕೊಡು, ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಅನ್ನೋದು ಆಚಾರ, ಮಾರ್ಕ್ಸ್ ಕಾರ್ಡ್ ಅನ್ನೋದು ಜ್ಞಾನ. ಸೊ ಎರಡು ಇದ್ರೆ ಮಾತ್ರ ಕೆಲಸ, ಇಲ್ಲದೋದ್ರೆ ಇಲ್ಲ. ಅಂದಮೇಲೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಇದೆಲ್ಲ. ಆಚಾರ ಸಿದ್ಧಾಂತ ಓದಿದ ಮೇಲೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರೋದು ನಿಜವಾಗ್ಲಿ. ಯಾವ್ದೊಂದು ಸಿದ್ಧಾಂತ ನಾವೀಗ ಆಚಾರ ಸಿದ್ಧಾಂತನೇ, ಎಲ್ಲೋದ್ರೂ ತಾರತಮ್ಯ ಫಾಲೋ ಮಾಡ್ತಾರೆ, ಎಲ್ಲ ಆಚಾರ ಸಿದ್ಧಾಂತನೇ ಹೊರತು ಬೇರೆ ಅಲ್ಲ. ಸರಿ, ಯೋಚನೆ ಮಾಡಬೇಕು. ಆ ದೃಷ್ಟಿಯಿಂದ ನಮಗೆ ಆಚಾರ ಬೇಕು. ಆಚಾರಹೀನಂ ನಪುನಂತಿ ವೇದಾಹ, ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತ, ಎಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥ ಅಂಶ ಇದೆ. ಯಾವ ಕನ್ಫ್ಯೂಷನ್ ಇಲ್ಲದಂತೆ ಹೇಳಿದರು ಆಚಾರ್ಯ. ಆಮೇಲೆ ಜ್ಞಾನದಿಂದ ಮೋಕ್ಷ ಅಂತ ಹೇಳ್ತೀರಿ, ಮತ್ತು ಜ್ಞಾನ ಬಂದವರಿಗೆಲ್ಲ ಮೋಕ್ಷ ಆಗಿದೆಯಾ ತಕ್ಷಣನೇ? ಇದು ಭಾರಿ ಪ್ರಾಬ್ಲಮ್. ಜ್ಞಾನದಿಂದ ನಿಮಗೆ ಜ್ಞಾನ ಬಂದಿದೆಯಲ್ಲ ಆಚಾರನೆ ಕೇಳೋದು, ನಿಮ್ಗೆ ಜ್ಞಾನ ಬಂದಿದೆಯೋ ಇಲ್ಲೋ? ಮತ್ತೆ ಇಲ್ಲ್ಯಾಕೆ ಕೂತಿದ್ದೀರಿ, ಮೋಕ್ಷಕ್ಕೆ ಯಾಕೆ ಹೋಗಿಲ್ಲ ಅಂತ ಏನು ಮಾಡ್ತೀರಿ ಈಗ? ಮೋಕ್ಷ ಇಲ್ಲ್ಯಾಕೆ ಕೂತಿದ್ದೀರಿ, ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು. ಉತ್ತರ ಕೊಡಬೇಕಲ್ಲ ಇದಕ್ಕೆ, ಎಷ್ಟು ಕಷ್ಟ ಗೊತ್ತಾ ಉತ್ತರ ಕೊಡೋದು? ಜೈತೀರ್ಥ ಜ್ಞಾನ ಬಂದಿದೆಯೋ ಇಲ್ಲೋ? ರಾಘವೇಶ್ವರ ಜ್ಞಾನ ಬಂದಿದೆಯೋ ಇಲ್ಲೋ? ಜ್ಞಾನ ಬಂದ ಮೋಕ್ಷ ಆದಮೇಲೆ ಇರಬಾರ್ದು, ಅಥವಾ ಅವರಿಗೆ ಮೋಕ್ಷಕ್ಕೆ ಹೋಗಿಲ್ವೇ ಅವ್ರಿಗೆ ಜ್ಞಾನಿಗಳಲ್ಲ ಅಂತ ಹೇಳಬೇಕು. ಇಂಥ ಪ್ರಾಬ್ಲಮ್ ಬಂತು. ಅದಕ್ಕೆ ಅವರೇನು ಮಾಡಿದ್ರು ಗೊತ್ತಾ ಅದ್ವೈತದಲ್ಲಿ? ಇಲ್ಲ ಇಲ್ಲ, ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂದರೆ, ಒಂದು ಜ್ಞಾನ ಅವ್ರಿಗೆ ಬಂದಿದೆ, ಒಂದು ಸಂಸ್ಕಾರ ಉಳ್ಕೊಂಡ್ಬಿಟ್ಟಿದೆ, ಅದಕ್ಕೆ ಹಾಗಾಗ್ತಾ ಇದೆ. ಗೊತ್ತಾಯ್ತಾ? ಜೀವನ್ಮುಕ್ತಿ ಅವಸ್ಥಾ ಅಂತ ಕರೀತಾರೆ ಅದು. ಉದಾಹರಣೆಗೆ ದೃಷ್ಟಾಂತ ಕೊಡ್ತಾರೆ. ನೀವು ಫ್ಯಾನ್ ತಿರುಗ್ತಾ ಇದೆ, ನೀವೀಗ ಸ್ವಿಚ್ ಆಫ್ ಮಾಡ್ತೀರಿ, ಇನ್ನೂ ಸ್ವಲ್ಪ ತಿರುಗುತ್ತೆ, ಆ ಟೈಪ್ ಇದ್ದಾರೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಏನಂತ ಕರೆದದು, ಅಜ್ಞಾನ ಅನುವೃತ್ತಿ ಆಗ್ತಾ ಇದೆ, ಇನ್ನೂ ಕಂಟಿನ್ಯೂಡ್ ಪ್ರೊಸೆಸ್. ಇನ್ನೂ ಹೇಳೋದಾದ್ರೆ, ನೀವು ಮಹಡಿ ಮೇಲೆ ಹೋಗಿರ್ತೀರಿ, ಕೆಳಗಿಳಿದು ಬರ್ತೀರಿ, ಕೆಳಗಿಳಿದು ಬರ್ತೀರಿ, ತಕ್ಷಣ ಏನು ಕಾಣುತ್ತೆ ನಿಮಗೆಲ್ಲ? ಇಳಿದು ಬಂದಾಗ ಹೇಗೆ ಕಾಣುತ್ತೆ? ಒಳಗಿಂದೆಲ್ಲ ಕತ್ತಲು, ಏನು ಕಾಣೋದಿಲ್ಲ. ಗೊತ್ತಾಯ್ತಿಲ್ಲ, ಮೇಲೆ ಮೇಲೆ ಇಳಿದು ಮಾಡಿ ಮೇಲೆ ಬರೋದ್ರೆ ಗವಾಚಿ ಗೋಚಿ ಕಾನ್ಸೆಪ್ಟೇ ಇಲ್ವಲ್ಲ, ತಕ್ಷಣ ಇಳಿದು ಬಂದ್ಬಿಟ್ರೆ ಒಂಥರ ಡಾರ್ಕ್ನೆಸ್ ಕಂಡಕ್ಕೆ ಕಾಣುತ್ತೆ. ಅದಕ್ಕೆ ಅಡ್ಜಸ್ಟ್ ಮಾಡಕ್ಕೆ ಟೈಮ್ ಬೇಕು. ಗೊತ್ತಾಯ್ತಿಲ್ಲ, ಕಣ್ಣಿಗೆ ಅಡ್ಜಸ್ಟ್ ಆಗಲಿ ಟೈಮ್, ತಕ್ಷಣ ಕಾಣೋದು, ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ. ಅದೇ ರೀತಿಯೇ ಅವನಿಗೆ ಜ್ಞಾನ ಬಂದಿದ್ರು ಕೂಡ ಇನ್ನೂ ಸ್ವಲ್ಪ ಸಂಸ್ಕಾರ ಉಳ್ಕೊಂಡಿದೆ, ಆ ಸಂಸ್ಕಾರ ಹೋಗೋವರೆಗೂ ಆಗಿರ್ತಾನೆ ಅಂತ ಹೇಳ್ತಾರೆ. ಈಗ ನಾವೇನು ಹೇಳಬೇಕು ಅದಕ್ಕೀಗ? ಆಚಾರ ಹೇಳ್ತಾರೆ, ಜ್ಞಾನ ಬಂದ ಮೇಲೆ ಮೋಕ್ಷ ಆಗೋದು ಗ್ಯಾರಂಟಿ, ನೋ ಡೌಟ್ ಅಬೌಟ್ ಇಟ್. ಅದು ಯೋಚನೆ ಮಾಡಲೇಬೇಡಿ. ಆದರೆ ಜ್ಞಾನ ಬಂದ ಮೇಲೆ ಮೂರು ಕರ್ಮ ನಮಗಿರೋದು ಒಟ್ಟು. ಒಂದು ಸಂಚಿತ ಕರ್ಮ ಅಂತ ಒಂದಿದೆ, ಇನ್ನೊಂದು ಆಗಾಮಿ ಕರ್ಮ ಅಂತ ಒಂದಿದೆ, ಮಧ್ಯದಲ್ಲಿ ಪ್ರಾರಬ್ಧ ಕರ್ಮ ಅಂತಿದೆ. ಸಂಚಿತ ಅಂದ್ರೆ ಏನು? ಹಿಂದೆ ಮಾಡಿದ್ದೆಲ್ಲ ಸಂಚಿತ, ಮುಂದೆ ಮಾಡೋದೆಲ್ಲ ಆಗಾಮಿ. ಹಿಂದೆ ಮಾಡಿದ್ದೆಲ್ಲ ಸಂಚಿತ, ಮುಂದೆ ಮಾಡೋದೆಲ್ಲ ಆಗಾಮಿ. ಈಗ ಮಾಡ್ತಿರೋದೇನದು ಪ್ರಾರಬ್ಧ. ಜ್ಞಾನ ಬಂದ ಕಾಲ ಪ್ರಾರಬ್ಧ ಅಂತ ಇರುತ್ತೆ. ಆ ಜ್ಞಾನ ಬರ್ತಿರ್ಲಿಕ್ಕೆ ಏನಾಗುತ್ತೆ ಗೊತ್ತಾ? ಇಲ್ಲಿ ಜ್ಞಾನ ಅಂದ್ರೆ ಪುಸ್ತಕ ಓದಿದ ಜ್ಞಾನ ಅಂತ ತಿಳ್ಕೋಬಾರ್ದು. ಪುಸ್ತಕ ಓದಿದ ಜ್ಞಾನ ಅಲ್ಲ. ಯಾವ ಜ್ಞಾನ? ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಬಿಂಬರೂಪಿ ಪರಮಾತ್ಮ ಡೈರೆಕ್ಟ್ ತಕ್ಕಂಡ್ರೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೇನೆ ಹಿಂದಿನ ಸಂಚಿತ ಕರ್ಮಗಳೆಲ್ಲ ಏನಾಗ್ಬಿಡತ್ತೆ? ಸುಟ್ಟು ಬೂದಿ ಆಗಿಬಿಡುತ್ತೆ. ಆಮೇಲೆ ಮುಂದಿನ ಕರ್ಮಗಳೇನಾಗುತ್ತೆ? ಲೇಪ ಆಗೋದಿಲ್ಲ. ಆದರೆ ಪ್ರಾರಬ್ಧ ಕರ್ಮ ಮಾತ್ರ ಏನಾಗುತ್ತೆ? ಅದು ಯಾವಾಗಲೂ ಇರೋದು. ಇಷ್ಟು ಮೂರು ಭಾಗ ಇದೆ. ಡೇರ್ಫೋರ್ ಜ್ಞಾನಿಗೆ ಮೋಕ್ಷ ಗ್ಯಾರಂಟಿ, ನೋ ಡೌಟ್. ಸಂಚಿತ ಕರ್ಮ ಹೋಗಿದೆ, ನಿಶ್ಚಿಂತೆ. ಆಗಾಮಿ ಲೇಪ ಇಲ್ಲ, ಅದು ಸರಿನೇ. ಆದರೆ ಪ್ರಾರಬ್ಧ ಉಳ್ಕೊಂಡಿದೆ, ಆದ್ದರಿಂದ ಅವ್ರಿಗೆ ಜ್ಞಾನಿಗಳಿಂದ ಮೋಕ್ಷಕ್ಕೆ ಹೋಗಿಲ್ಲ ಅಷ್ಟೇ. ಅವ್ರ ಪ್ರಕಾರ ಅದು ಹೇಳೋಗಿಲ್ಲ ಅವರು. ಯಾಕಂದ್ರೆ ಕರ್ಮ ಕರ್ಮನೇ ಇಲ್ಲ ಅಂತ ಹೇಳಿದ ಮೇಲೆ ಉಳ್ಕೊಂಡಿದೆ ಏನು ಪ್ರಶ್ನೆ ಏನು ಬಂತೆ? ಆ ಉತ್ತರನೇ ಕೊಡಕ್ಕೆ ಬರೋದಿಲ್ಲ. ಇಲ್ಲೊಂದು ಪ್ರಶ್ನೆ ಬಂತು, ಒಳ್ಳೆ ಪ್ರಶ್ನೆಗಳು. ಈ ಪ್ರಾರಬ್ಧ ಕರ್ಮವನ್ನು ಹ್ಯಾ ಕಳ್ಕೋಬೇಕು ಅಂದರೆ ಅನುಭವಿಸೇ ಕಳ್ಕೋಬೇಕು, ಬೇರೆ ದಾರಿ ಇಲ್ಲ. ಪ್ರಾರಬ್ಧ ಕರ್ಮನ ಅನುಭವಿಸೇ ಕಳ್ಕೋಬೇಕು. ಹಾಗಿದ್ರೆ ಪ್ರಾರ ಅನುಭವಿಸೇ ಕಳ್ಕೋಬೇಕು ಅಂತಿದ್ರೆ ದೇವರಿಗೆ ತೆಗೆಯೋ ಶಕ್ತಿ ಇದೆಯಲ್ವೋ? ಪ್ರಾರಬ್ಧ ಕರ್ಮ ತೆಗೆಯೋ ಶಕ್ತಿ ದೇವರಿಗಿದೆಯೋ ಇಲ್ಲೋ? ದೇವರಿಗಿಲ್ಲ ಅಂದ್ಬಿಟ್ರೆ ಯಾವ್ದು ದೊಡ್ಡದಾಗತ್ತಾಗ? ಕರ್ಮ ದೊಡ್ಡದಾಗಿಬಿಡು. ದೇವರು ದೊಡ್ಡವರ ಕರ್ಮ ದೊಡ್ಡದೋ? ದೇವ್ರ ಅದ್ಮೇಲೆ ಕರ್ಮ ತೆಗಿಬಹುದಲ್ಲ ಅಂತ ಕೇಳಿದರೆ ನಾ ಏನೋ ತೆಗೆಯೋ ಶಕ್ತಿ ಇದೆಯೋ ಅಂದ್ರೆ ಏನು ಉತ್ತರ ಕೊಡಬೇಕೀಗ? ಇದೆ ಅಂತ ಹೇಳಿದ್ರು. ಯಾಕೆ ತೆಗೆದಿಲ್ಲ ಅಂತ ಕೇಳಿದರೆ ಉತ್ತರ ಕೊಡಬೇಕಲ್ಲ. ಹೇಳ್ತಾರೆ, ಯಾಕೆ ತೆಗೆದಿಲ್ಲ ಅಂದರೆ ಫಾರ್ ದಿ ಬೆನಿಫಿಟ್ ಆಫ್ ಅದರ್ಸ್ ದೇವರು ಇನ್ನೂ ತೆಗೆದಿಲ್ಲ. ಉದಾಹರಣೆಗೆ ಅಪರೋಕ್ಷ ಜ್ಞಾನ ಬಂದವರೆಲ್ಲ ವೈಕುಂಠಕ್ಕೆ ಹೋಗಿಬಿಟ್ರೆ ಬರದೇ ಇದ್ದವ್ರು ಹೇಳ್ಕೊಡೋರು ಯಾರು? ಅರ್ಥ ಆಗ್ತಿಲ್ಲ, ಎಲ್ಲರಿಗೂ ಜ್ಞಾನ ಇಲ್ದಾಗಿಬಿಡ್ತಾ ಇದೆ. ಅದಕ್ಕೇನು ಮಾಡಿದ್ದಾನೆ ಪರಮಾತ್ಮ ಅಂದರೆ, ಇವತ್ತು ರಾಯರಂತವ್ರು ಅಕಸ್ಮಾತ್ ಧೈರ್ಯ ಮೋಕ್ಷಕ್ಕೆ ಹೋಗಿದ್ದಿದ್ರೆ ಇಲ್ಲಿ ಅಪರೋಕ್ಷ ಅಂದೋಪಿ ದೇವದೃಷ್ಟಿ ಸ್ಯಾ ತಯಾರಾಗಬೇಕಿತ್ತು. ಮತ್ತೆ ಎಲ್ಲ ನಿಂತು ಹೋಗ್ತೀವಿ. ಅದು ಪರಮಾತ್ಮ ಏನು ಮಾಡಿದ್ದಾನೆ ಈಗ? ಅವ್ರನ್ನ ಇಟ್ಟಿದ್ದಾರೆ ಈಗ. ಅವ್ರು ನೋಡಿದಾಗ ಏನಾಗುತ್ತೆ ನಮಗೀಗ? ಓಹೋ, ಇನ್ ಬಿಟ್ವೀನ್ ಗ್ಯಾಪ್ ಇದ್ದಾಗಿದ್ದವರು, ಕಮ್ಯುನಿಕೇಶನ್ ಗ್ಯಾಪ್ ಫಿಲಪ್ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ನೋನ್ ವರ್ಲ್ಡ್, ಅನ್ನೋನ್ ಗಾಡ್, ಮಧ್ಯೆ ನಮಗೆ ಬ್ರಿಡ್ಜ್ ಅಂತ ಯಾರಿದ್ದಾರೆ ಈಗ? ಜ್ಞಾನಿಗಳಿದ್ದಾರೆ. ದೇವ್ರನ್ನ ಕಂಡವರು, ನಮ್ಮನ್ನು ಕಂಡವರು, ನಮ್ಮ ಜೊತೆಗಿದ್ದಾರೆ, ದೇವ್ರನ್ನ ಕಂಡಿದ್ದಾರೆ. ಆದ್ರಿಂದ ಆ ದೇವ್ರ ಮಹಿಮೆಯನ್ನು ಹೇಳ್ಕೊಳ್ಳಕ್ಕೆ ಅವ್ರು ಸಿಕ್ಕಿದ್ದಾರೆ ನಮಗೀಗ. ಎಲ್ಲರೂ ಕೂಡ ಇವತ್ತು ಪ್ರೊಫೆಷನರ್ಸ್ ಆಗಿಬಿಟ್ರೆ ಪರ್ಮನೆಂಟ್ ಯಾರೂ ಇಲ್ಲ ಅಂತ ಆಗಬಾರ್ದು. ಯಾರೋ ಒಬ್ರು ಇರಬೇಕಲ್ಲ, ಅಪ್ರೋಕ್ಷಿಂಗ್ ಆಗಲಿ ರೋಲ್ ಅದು, ಅದಕ್ಕೆ ದೇವರು ಬಿಟ್ಟಿದ್ದಾನೆ. ದೇರ್ಫೋರ್ ದೇವರು ಕರ್ಮ ಮಾಡೋದು, ಕರ್ಮ ತೆಗೆಯೋ ಶಕ್ತಿ ಇದ್ರೂ ಕೂಡ ಯಾತಕ್ಕೆ ತೆಗೆದಿಲ್ಲ ಅಂದರೆ ಅವ್ರು ಇರೋದ್ರಿಂದ ಉಳಿದವ್ರ ಅನುಕೂಲ ಇದೆ. ಆಗ ಒಂದು ಪ್ರಶ್ನೆ ಬಂತು, ಉಳಿದವ್ರ ಅನುಕೂಲ ಇಪ್ಪ ಇವ್ರ ಗ್ರಾಚಾರ ಹೋಗ್ತಾನೆ, ಉಳಿದವ್ರ ಅನುಕೂಲ ಅಂತ ಇವ್ರನ್ನ ಕೂಡಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾರೋ ಬರ್ತಾರೆ ಕೊಡ್ರಿ ಯಾರೋ ಬರ್ತಾರೆ ಕೊಡ್ರಿ ಅಂತ ಕೂತ್ರೆ ಇವರಿಗೇ ಬಂದಾಗೈತಿ ಮತ್ತೆ ಅಂತ ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಆಚಾರ್ಯ ಏನಂತ ಕರೆದ್ರು, ಪೂರ್ಣ ಪ್ರಜ್ಞರು ಅಂತ ಹೇಳ್ತಾರೆ. ಪೂರ್ಣ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಅವ್ರಿಗೆ. ಹೌದು, ಅವ್ರಿಗೆ ಬೆನಿಫಿಟ್ ಇದೆ ಅವರಲ್ಲ, ಅವ್ರಿಗೆ ಬೆನಿಫಿಟ್ ಮಾಡಿದ ಬೆನಿಫಿಟ್ ಇವರಿಗಿದೆ. ಇವ್ರಿಗೆ ಆನಂದ ಆತಿಶಯ ಸಿಗುತ್ತೆ, ಬೇರೆಯವ್ರು ಯಾರು ಉತ್ತರ ಗೊತ್ತಿಲ್ಲ. ಇದು ಮೋಕ್ಷದಲ್ಲಿ ಆನಂದ ವೃದ್ಧಿ ಅಂತಿದೆ, ಈ ಕಾನ್ಸೆಪ್ಟ್ ಅನ್ನು ಯಾರು ಹೇಳಿರಲಿಲ್ಲ. ಆಚಾರ ಹೇಳ್ತಾರೆ ಮೋಕ್ಷದಲ್ಲಿ ಇವರಿಗೆ ಮೋಕ್ಷದ ದಾರಿ ತೋರಿಸೋದ್ರಿಂದ ಇವರಿಗೆ ಉಪಯೋಗ ಆಯಿತು. ಇವ್ರ ಮೋಕ್ಷ ಗ್ಯಾರಂಟಿ, ಇವ್ರ ದಾರಿ ತೋರಿಸಿದ ಪುಣ್ಯ ಯಾಡಾಯ್ತಲ್ಲ, ಆ ಯಾಡಾಗಿದ್ದೆ ಮೋಕ್ಷದಲ್ಲಿ ಏನು ಸಿಗುತ್ತೆ ಅವರಿಗೆ? ಆನಂದ ವೃದ್ಧಿ ಆಗುತ್ತೆ. ದೇರ್ಫೋರ್ ಅವ್ರಿಗೆ ಕಾಸಿದ್ದು ಉಪಯೋಗ ಆಯ್ತಾ ಇಲ್ಲ, ಈಗ ಉಪಯೋಗ ಆಯ್ತು. ಇದೆಲ್ಲ ಸಮಸ್ಯೆ ಪಾಲು ಸ್ನಾನ ಮಾಡಿದಾಗ ಯಾವ ಸಮಸ್ಯೆಯೂ ಬರೋದಿಲ್ಲ. ಇದರಿಂದ ಎರಡು ಅನುಕೂಲ ಆಯ್ತು ನಮಗೆ, ಮೋಕ್ಷಕ್ಕೋಸ್ಕರ ಜ್ಞಾನ ಸಂಪಾದನೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಏನಾದರೇನೋ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಜ್ಞಾನ ಬೇಕು ಅಂತಾಯ್ತು. ಸರಿ, ಜ್ಞಾನ ಬಂದ್ಮೇಲೆ ಕರ್ಮ ಬಿಡ್ಬೋದು ಅಂತ ಕೇಳಿದ್ರೆ ಬಿಡ್ಲಕ್ಕೆ ಬರೋದಿಲ್ಲ, ಯಾತಕ್ಕೆ ಬೇಕು? ಆನಂದ ವೃದ್ಧಿ ಆಗಬೇಕು ನಮಗೆ, ಅದಕ್ಕೆ ಏನು ಮಾಡ್ತಾನೆ? ಆಮೇಲೆ ಕರ್ಮ ಮಾಡ್ತಾನೆ. ಹೀಗಾಗಿ ಜ್ಞಾನನೂ ಬೇಕಾಯಿತು, ಕರ್ಮನೂ ಬೇಕಾಯಿತು. ಬಟ್ ಕರ್ಮದ ರೋಲ್ ಎರಡು ಕಡೆ ಇದೆ. ಈಗ ಮೊದಲು ಕರ್ಮ ಯಾತಕ್ಕೆ ಉಪಯೋಗ ಆಗುತ್ತೆ ನಮಗೆ? ಜ್ಞಾನ ಬರಲಿಕ್ಕೆ. ಜ್ಞಾನ ಬಂದ್ಮೇಲೆ ಯಾತಕ್ಕೆ ಉಪಯೋಗ ಆಗುತ್ತೆ? ಆನಂದ ವೃದ್ಧಿಗೆ. ಈ ಉತ್ತರ ಎಲ್ಲರೂ ಸಿಗುತ್ತೋ ನೋಡಿ, ನಿಮಗೆ ಮಧ್ವಾಚಾರ್ಯ ಅಷ್ಟೇ ಉತ್ತರ ಕೊಟ್ಟು. ಇದರಿಂದ ಯಾವ ಪ್ರಾಬ್ಲಮ್ ಬರದಂತೆ ಆಗಿದೆ. ಇಷ್ಟೆಲ್ಲ ತೋರಿಸಿದ್ರ ಜೊತೆಗೆ ಆಚಾರ್ಯ ದೊಡ್ಡ ಉಪಕಾರ ಮಾಡಿದ್ರು. ದೇವರನ್ನು ನೋಡಿದ್ದೇನೆ ನಾನು, ಈ ಮಾತನ್ನ ಚಾರ್ವಾಕರು ಹೇಳ್ಬೋದು? ಹೇಳ್ಬೋದು ಚಾರ್ವಾಕರು? ಇಲ್ಲ. ಯಾತಕ್ಕೆ? ದೇವರೇ ಒಪ್ಪಿಲ್ಲ ಫಸ್ಟ್, ಅವ್ರಿಗೆ ಒಳ್ಳೆ ಚಾನ್ಸೆ ಇಲ್ಲ. ಇನ್ನು ಯಾರು ಹೇಳ್ಬೋದು? ಬೌದ್ಧ ಜೈನರು ಹೇಳ್ಬೋದಾ? ಇಲ್ಲ. ಯಾತಕ್ಕೆ? ದೇವ್ರ ಕಾನ್ಸೆಪ್ಟೇ ಇಲ್ಲ ಅದರಲ್ಲಿ. ದೇವ್ರ ಕಾನ್ಸೆಪ್ಟ್ ಎಲ್ಲ ಶೂನ್ಯ, ಶೂನ್ಯ ನೋಡಿದ್ದೇನೆ ಹೇಳಬೇಕೆ ಹೊರತು ಏನು ವ್ಯಾಕ್ಯೂಮ್ ಕೋಮಾಟೇಜ್ಗೆ ಹೋದ ಬೌದ್ಧರಾದ ಅಂತ ಅರ್ಥ. ಕೋಮಾಟೇಜ್ಗೆ ಹೋಗ್ಬಿಟ್ರೆ ಬಂದಾಗ ಏನು ಹೇಳಬೇಕಾಗಿಲ್ಲ. ಅದೇ ರೀತಿ ಇನ್ನು ಸಾಂಖ್ಯರು ನಾಯಕರು ಹೇಳ್ಬೋದಾ? ಸಾಂಖ್ಯರು ಈಶ್ವರ ಇಂಡಿಪೆಂಡೆಂಟ್ ಒಬ್ಬಳೇ ಇಲ್ಲ, ಅದರಿಂದ ಹೇಳಾಗಿಲ್ಲ. ಅವ್ರು ಇವರು ಹೇಳಾಗಿಲ್ಲ. ಇನ್ನು ನೈಯಾಯಿಕರು ವೈಶೇಷಿಕರು ಯಾವ್ದು ದೊಡ್ಡದವರಿಗೆ? ತರ್ಕರೇ ದೊಡ್ಡದಾದ್ರಿಂದ ದೇವರಿಗೆ ಎಂಟೇ ಗುಣ ಇರೋದು. ಅವ್ರ ಪ್ರಕಾರ ದೇವರಿಗೆ ಅನಂತ ಗುಣ ಪೂರ್ಣನಲ್ಲ. ಎಷ್ಟು ಗುಣ ಇದೆ ದೇವರಲ್ಲಿ? ಎಂಟೇ ಗುಣ. ಎಂಟೇ ಗುಣ ಇರೋ ದೇವರನ್ನು ಕಾಣೋದಕ್ಕಿಂತ ಅವಸರನೂ ಕೊಡಬೇಕಾಗಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಟಿ ವಿ ಬಂದರೆ ಯಾವುದಕ್ಕೆ ಗಮನ ಕೊಡ್ತಾರೆ ಜನ? ಕಲರ್ ಟಿ ವಿ ಇಷ್ಟಪಡ್ತಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇಷ್ಟಪಡೋದಿಲ್ಲ. ಸೊ ದೇವ್ರ ಗುಣನೇ ಕಡಿಮೆ, ದೇವ್ರ ಗುಣಗಳಿ ಅಂತ ಉಪಯೋಗ ಇಲ್ಲ. ಅದು ದೇವ್ರನ್ನ ನೋಡಕ್ ಬರುತ್ತೆ ಅಂತ ಹೇಳಕ್ ಬರೋದೇ ಇಲ್ಲ ಅವರಿಗೆ. ಅದ್ವೈತ ದೇವ್ರ ಕಂಡೆ ಅಂತ ಹೇಳಾಗಿಲ್ಲ ಅವ್ರು. ಯಾತಕ್ಕೆ? ದೇವ್ರ ಕಂಡತಷ್ಟು ಏನಾಗ್ಬಿಡ್ತಾರ ಅವರು? ದೇವರೇ ಆಗ್ಬಿಡ್ತಾರೆ, ಬಾತಾಡಾಗಿಲ್ಲ ಆಮೇಲೆ. ಸೊ ಯಾರು ಗುರು, ಯಾರು ಶಿಷ್ಯ? ಈಗ ನೀವು ಹೇಳ್ತೀರಪ್ಪ ನಾನು ಅದ್ವೈತ ದರ್ಶನ ಆಗಿದೆ, ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳಿದ್ರೆ ಮಾತಾಡಾಗಿಲ್ಲ. ಯಾಕೆ? ಎದುರಿಗಿರೋದೆಲ್ಲ ಏನು? ಸುಳ್ಳು. ಎದುರಿಗಿರೋದೆಲ್ಲ ಸುಳ್ಳು, ಮಾತಾಡಾಗಿಲ್ಲ. ಇನ್ನು ಮಾತಾಡ್ತೀನಿ ಅಂತ ಹೇಳಿ ಎದುರಿಗಿರೋ ಸತ್ಯ ಆಗಿಬಿಟ್ರೆ ಜ್ಞಾನ ಆಗಿಲ್ಲ ಅಂತ ಅರ್ಥ. ನಾನು ಬಂದ್ಮೇಲೆ ಮಾತಾಡೋಗಿಲ್ಲ, ಮೊದಲು ಮಾತಾಡಿದ್ರೆ ಕೇಳೋರಿಲ್ಲ, ಮೊದಲು ಮಾತಾಡಿದ್ರೆ ಕೇಳೋದಿಲ್ಲ, ಆಮೇಲೆ ಮಾತಾಡಲಿಕ್ಕೆ ಕೇಳೋರೇ ಇಲ್ಲ, ಕೇಳೋರಿಲ್ಲ, ಕೇಳೋರೇ ಇಲ್ಲ. ಎರಡಾಯ್ತು. ಈಗ ದೇವ್ರು ನೋಡೋ ಚಾನ್ಸ್ ಇಲ್ಲ, ಯಾಕೆ ದೇವ್ರ ಕಾನ್ಸೆಪ್ಟೇ ಇಲ್ಲ. ಆತ್ಮ ದೇವ್ರ ಕಾನ್ಸೆಪ್ಟೇ ಇಲ್ಲ. ಇನ್ನು ವಿಶಿಷ್ಟಾದ್ವೈತದಲ್ಲಿ ದೇವ್ರು ನೋಡಾಗಿಲ್ಲ. ಯಾತಕ್ಕೆ? ಅವ್ರು ಹೇಳಿ ದೇವ್ರ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ದೇವ್ರಿಗೆ ಕಣ್ಣಿಗೆ ಕಾಣದೇ ಇಲ್ಲ ಅಂತ ಹೇಳಿದ್ರೆ ನೋಡೋ ಚಾನ್ಸೇ ಇಲ್ಲ ದೇವರು. ಇದನ್ನೆಲ್ಲ ಭಂಡಾಕಿರಿ ಸ್ವಾಮಿ ವಿದ್ಯಾಮಾನ ತೀರ್ಥರು ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ರು. ಗೊತ್ತಾಯ್ತಾ? ದೇವರನ್ನ ಕಂಡಿದ್ದ ನಿಮ್ಮ ಪಂಥ ಪ್ರಕಾರ, ನಮ್ಮ ಹತ್ರ ಪ್ರಕಾರ, ನಿಮ್ಮ ಪ್ರಕಾರ ದೇವ್ರು ಕಾಣೋದಿಲ್ಲ ಅಂದಮೇಲೆ ಕಾಣೋ ಚಾನ್ಸೇ ಇಲ್ಲ. ಸೊ ದೇವರಿದ್ದಾನೆ, ಅವನು ಕಾಣಕ್ ಬರುತ್ತೆ, ಅನುಗ್ರಹ ಮಾಡಿದ್ರೆ ಕಾಣ್ತಾನೆ. ಆದ ದೇವ್ರನ್ನ ಕಂಡಿದ್ದೇನೆ ಅಂತ ಹೇಳೋ ಒಬ್ಬರೇ ಒಬ್ಬರು ಯಾರು ಅಂತ ಕೇಳಿದ್ರೆ ಮಧ್ವಾಚಾರ್ಯರು ಅಂತ ಹೇಳ್ತಾರೆ. ಅದಕ್ಕೆ ದೇವರಿದ್ದಾರೆ, ಅವ್ನು ನೋಡ್ಲಿಕ್ಕೆ ಬರುತ್ತೆ, ಅನುಗ್ರಹ ಮಾಡಿದ್ರೆ ತೋರಿಸ್ತಾನೆ, ನೋಡಿ ಬಂದಿದ್ದೇನೆ. ಈ ಮಾತನ್ನು ಯಾರು ಅಲ್ಲಗಳಲ್ಲಿ ಬರೋದಿಲ್ಲ, ಯಾಕೆಂದ್ರೆ ಅವ್ರ ಕಾನ್ಸೆಪ್ಟೇ ಇರೋದು ಹಾಗೆ. ಬೇರೆಯವರು ದೇವ್ರ ಅಕಾರ್ಡಿಂಗ್ ಟು ದೇರ್ ಓನ್ ಫಿಲಾಸಫಿ ಇನ್ವಿಸಿಬಲ್, ಇದರ್ ನಾನ್ ಎಕ್ಸಿಸ್ಟೆಂಟ್ ಆರ್ ಇನ್ವಿಸಿಬಲ್. ನಮ್ಮ ದೇವ್ರು ಇನ್ವಿಸಿಬಲ್, ಬಟ್ ಅನುಗ್ರಹ ಮಾಡಿದ್ರೆ ಏನ್ ಮಾಡ್ತಾನೆ? ತೋರಿಸ್ತಾರೆ. ಎಕ್ಸಾಂಪಲ್ ಎಲ್ಲಿದೆ ನಮಗೆ? ಈಗ ಅರ್ಜುನ ಹೇಳಿದ, ಕೃಷ್ಣ ತೋರಿಸು ಅಂತ ಕೇಳಿದ, ಆಯ್ತು ತೋರಿಸ್ತೇನೆ ಅಂತ. ಕೃಷ್ಣ ತೋರಿಸ್ತಾ ಕಾಣಿಸ್ತು, ಅರ್ಜುನ ತಾನಾಗಿ ನೋಡ್ಲಿಕ್ಕಾಗಲಿಲ್ಲ. ಅದಕ್ಕೇನೆ ದೇವ್ರ ಅನುಗ್ರಹ ಮಾಡಿದ್ರೆ ನೋಡಬಹುದಾದ್ದರಿಂದ ಬೇರೆಯವರಿಗೆ ಸಾಧ್ಯ ಇಲ್ಲ, ಯಾವ ಗೊಂದಲಗಳು ಇಲ್ಲ. ಜಡ ಪದಾರ್ಥ ಇದೆ, ಅದ್ವೈತ ಮತ ತಗೊಳ್ಳಿ, ಕೆಲವು ಕಾಮನ್ ಫ್ಯಾಕ್ಟರ್ಸ್ ಒಪ್ಪೋಣ. ಮೇಲ್ನೋಟಕ್ಕೆ ಹೋದರೆ ವೇದ ಒಪ್ಪಿದ್ರು, ವೇದ ಒಪ್ಪಿದ್ರು, ಉಪನಿಷತ್ ಒಪ್ಪಿದ್ರು, ಸೂತ್ರ ಒಪ್ಪಿದ್ರು, ಇದು ಕಾಮನ್ನೇ. ವರ್ಣಾಶ್ರಮ ಧರ್ಮ ಫಾಲೋ ಮಾಡಬೇಕು ಅಂತ ಮೂರು ಜನ ಹೋಗ್ತಾರೆ, ಇದು ಇಂಟ್ರೆಸ್ಟಿಂಗ್. ಇದು ಮೂರು ಜನ ಬಗ್ಗೆ ವರ್ಣಾಶ್ರಮ ಹೋಗ್ಬೇಕು, ಮತ್ತು ಭಕ್ತಿ ಹೋಗ್ತಾರೆ ಇದು ಜನರಲ್, ಆಮೇಲೆ ಮುಕ್ತಿ ಜನರಲ್ ಕಾನ್ಸೆಪ್ಟ್ ಹೋಗ್ತಾರೆ. ಇವೆಲ್ಲ ಕಾಮನ್ ಫ್ಯಾಕ್ಟರ್ಸ್ ಇವೆ. ಈ ಕಾಮನ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾತ್ರಕ್ಕೆ ಏನು ಪ್ರೂವ್ ಆಗೋದಿಲ್ಲ? ಎಲ್ಲ ಮತಗಳು ಈಕ್ವಲ್ ಅಂತ ಪ್ರೂವ್ ಆಗೋದಿಲ್ಲ, ಎಲ್ಲ ಮತಗಳು ಕೂಡ ಈಕ್ವಲಿ ಕರೆಕ್ಟ್ ಅಂತ ಅರ್ಥ ಆಗೋದಿಲ್ಲ. ಇವ್ರು ಕಾಮನ್ ಫ್ಯಾಕ್ಟರ್ಸ್ ಹೌದು. ಇಂಥ ಕಾಮನ್ ಫ್ಯಾಕ್ಟರ್ಸ್ ಯಾತಕ್ಕೆ ಬೇಕು ಅಂದರೆ ನಿತ್ಯ ಜೀವನಕ್ಕೆ ಏನು ಬೇಕು ನಮಗೆ? ವಿರೋಧಕ್ಕೆ ಕಾರಣ ಇಲ್ಲ, ನಿತ್ಯ ಜೀವನಕ್ಕೆ ವಿರೋಧಕ್ಕೆ ಕಾರಣ ಇಲ್ಲ. ಆದರೆ ಫಿಲಾಸಫಿಕಲಿ ವಿ ಡಿಫರ್, ಪ್ರಿನ್ಸಿಪಲಿ ವಿ ಡಿಫರ್. ಬಸ್ನಲ್ಲಿ ಕೂತವರೆಲ್ಲ ಒಂದೇ ಫಿಲಾಸಫಿ ಆಗಿರಬೇಕಾಗಿಲ್ಲ. ಹೊತ್ತಾನೆ ಕಳ್ಳರು ಕೂತಿರ್ತಾರೆ, ಇವರು ಕೊಲೆ ಮಾಡೋನು ಕೂತ್ಕೊಂಡಿರ್ತಾನೆ, ಪ ದೇವಸ್ಥಾನಕ್ಕೆ ಹೋಗೋನು ಕೂತಿರ್ತಾನೆ ಒಂದು ಬಸ್ನೊಳಗೆ. ಆದರೆ ಅಲ್ಲಿ ಕೂತಾಗ ಮಾತ್ರ ಏನವರು ಪ್ಯಾಸೆಂಜರ್ಸ್ ಅಷ್ಟೇ, ಅಲ್ಲಿ ಗಲಾಟೆ ಮಾಡೋಂಗಿಲ್ಲ. ಆ ಮಟ್ಟಿಗೆ ಒಂದು ಒಂದು ಕಾಮನ್ ಬಸ್ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಕಾಮನ್ ಪ್ರಿನ್ಸಿಪಲ್ಸ್ ಅಂತ ಒಂದು ಇದ್ದಾಗ ಗಲಾಟೆಗೆ ಕಾರಣ ಇಲ್ಲ. ಬಟ್ ಪ್ರಿನ್ಸಿಪಲಿ ದೇ ಆರ್ ದೇ ಡಿಫರ್ ಅಂತ ಒಪ್ಪಲೇಬೇಕು ನಾವು. ಈ ದೃಷ್ಟಿಯಿಂದ ಮೂರು ಮತಗಳಲ್ಲಿ ಸಾಮ್ಯನೂ ಇದೆ, ವ್ಯತ್ಯಾಸವೂ ಇದೆ. ಆಚಾರ ಅದನ್ನೆಲ್ಲ ಕೂಡ ಸ್ಪಷ್ಟವಾಗಿ ತೋರಿಸಿ ಕೆಲವು ಸಾಮ್ಯಗಳು ಇದ್ದ ಮಾತ್ರಕ್ಕೇನೆ ಅದು ಈಕ್ವ್ಯಾಲಿಟಿಗಾಗಲಿ ಅಥವಾ ಐಡೆಂಟಿಟಿಗೆ ಕಾರಣ ಆಗೋದಿಲ್ಲ. ಇನ್ನು ದೇವರ ಬಗ್ಗೆ ವಿಚಾರಕ್ಕೆ ಬಂದರೆ ದೇವರು ನಾವು ಒಂದೇ ಅಂತ ಯಾತಕ್ಕೆ ಹೇಳಬಾರ್ದು, ದೇವರು ನಾವು ಒಂದೇ ಅಂತ ಯಾತಕ್ಕೆ ಹೇಳಬಾರ್ದು. ನಮ್ಮಲ್ಲೊಂದು ಪದ್ಧತಿ ಇದೆ. ಇವರೇನು ಮಾಡಿದರು, ರಾಮಾನುಜ ಮತದಲ್ಲಿ ಜಗತ್ತಲ್ಲಿ ಕೆಟ್ಟವರು ಅಂತ ಯಾರೂ ಇಲ್ಲ, ಎಲ್ಲರೂ ಮುಕ್ತಿಯೋಗ್ಯರು ಅಂತ ಹೇಳ್ತಾರೆ, ಎಲ್ಲರೂ ಮುಕ್ತಿಗೆ ಅರ್ಹರಾಗಿದ್ದಾರೆ. ನೋಡೋದು ಕರೆಕ್ಟ್, ಚೆನ್ನಾಗಿ ಕಾಣಿಸುತ್ತಿದ್ದು, ನೋ ಪ್ರಾಬ್ಲಮ್. ಆದರೆ ಪ್ರಾಬ್ಲಮ್ ಏನಿದೆ ಗೊತ್ತಾ, ಎಲ್ಲರೂ ಮುಕ್ತಿ ಯೋಗ್ಯರು ಅಂತ ಹೇಳಿದ ಮೇಲೆ ಸಾಧನೆ ಮಾಡೋದಕ್ಕೆ ನೆಸೆಸಿಟಿ ಇಲ್ಲ. ಈಗ ಹಬ್ಬ ಬಂದು ಏನು ಹೇಳ್ಬೋದು, ನೀವೀಗ ಸಾಧನೆ ಮಾಡದೆ ಹೋದರೆ ಲೇಟ್ ಆಗುತ್ತೆ. ಲೇಟ್ ಆಗಲಿ, ನಮಗೇನು ಯೋಚನೆ, ನಮ್ಮ ಇದೆ ಟಿ ವಿ ಇದೆ ಗಿವಿ ಇದೆ ನೋಡ್ಕೊಂಡು ಕಾಲ ಕಳಿತೀವಿ ಅಂತ ಹೇಳ್ಬೋದು. ಇನ್ನು ಕಾರ್ಯಕ್ರಮ ಬೋರ್ ಹೊಡೆಯೋದೇ ಇಲ್ಲ ನಮಗೆ, ವಿ ಆರ್ ಹ್ಯಾಪಿ ಇಯರ್. ನೆಕ್ಸ್ಟ್ ಬ್ಯಾಚ್ ಬರ್ತೀವಿ, ಸುಮ್ಮನೆ ಕೂತ್ರೆ ಕಷ್ಟ. ಟಿ ವಿ ನೋಡ್ತಾ ಕೂತಿರಿ, ನೆಕ್ಸ್ಟ್ ಬ್ಯಾಚ್ ತಿರುಪತಿ ಕೂದಲು ಕೂತಿರ್ತಾರಲ್ಲ, ಎಲ್ಲ ಆರಾಮ ಹಾಕಿಬಿಟ್ಟಿರ್ತಾರೆ. ತಿಂಡಿ ಕಾಫಿ ಕೂಡ ಸಿಗುತ್ತೆ ಅವರಿಗೆ, ಏನು ಯೋಚನೆ ಇಲ್ಲ, ಬೇರೆ ಕೆಲಸ ಆಗಿರಲ್ಲ ಅವರಿಗೆ, ಯೋಚನೆ ಇಲ್ವಲ್ಲ ಅಂತ ಹೇಳ್ಬೋದಲ್ಲ. ಅರ್ಥ ಆಯ್ತಾ? ಹೋಗ್ಲಿ, ಇವಿಲ್ ಎಲ್ಲಿಂದ ಬಂತ ಹಾಕಿದ್ರೀಗ, ಇವಿಲ್ ಹ್ಯಾಗ ಶುರುವಾಯ್ತು? ಚೆನ್ನಾಗಿ ಯೋಚನೆ ಮಾಡಬೇಕು. ದೇವರಲ್ಲಿ ಇವಿಲ್ಲ, ಸತ್ತಾನೆ ದೇವರಲ್ಲಿ ಇವಿಲ್ಲ, ಇವಿಲ್ ಜಗತ್ತಿನಲ್ಲಿ ಬಂತು, ಎಲ್ಲಿಂದ ಬಂತ ಹಾಕಿದ್ರಿ ಇವಿಲ್ಲಿ? ಹಾಂ, ಸುಳ್ಳು ಇವಿಲ್ಲ ಅಂದ್ರೆ, ಸುಳ್ಳು ಇವಿಲ್ಲ ಅಂದ್ರೆ ನೋವು ಇವಿಲ್ಲ ಅಂತ ಉಪಯೋಗ ಇಲ್ಲ. ಇವಿಲ್ ಎಲ್ಲಿಂದ ಬಂತು ಅಂತ ಕೇಳಿ ಆಚಾರ್ಯ ಹೇಳ್ತಾರೆ, ಜೀವರಲ್ಲಿ ಸ್ವರೂಪ ತಾಯಿಯಾಗಿದ್ದಾರೆ. ಜೀವಗಣ ನೀಚೋಚ್ಚ ಭಾವಂಗತಾ, ಜೀವರಲ್ಲಿ ಸಾತ್ವಿಕರು ರಾಜಸರು ತಾಮಸರು ಅಂತ ಇದ್ದಾರೆ. ತುಂಬಾ ಜನಕ್ಕೆ ಇದೇ ಆಕ್ಷೇಪಣೆ ಕಾರಣ ಆಗಿರೋದು. ಮತ್ತು ಸಿದ್ಧಾರ್ಥದ ಬಗ್ಗೆ ಮೇಜ ಮೂರು ಆಕ್ಷೇಪಣೆ ಮಾಡ್ತಾರೆ, ಭೇದ ತಾರತಮ್ಯ ಈ ನಿತ್ಯ ನರಕ, ಮೂರನ್ನೆಲ್ಲರ ಆಕ್ಷೇಪಣೆ ಮಾಡ್ತಾರೆ. ನಿತ್ಯ ನರಕ ಅಂದರೆ ಜೀವ ತ್ರೈವಿಧ್ಯ ಒಂದೇ, ಭೇದ ಮಧ್ವಾಚಾರ ಭೇದ ಹೇಳಿ ಪಂಚಭೇದ ಮಾಡಿಬಿಟ್ರು, ಜಗತ್ತನ್ನು ಒಡೆದಾಕಿಬಿಟ್ರು ಅಂತ ತಿಳ್ಕೊಂಡ್ಬಿಡ್ತಾರೆ. ಪಂಚಭೇದ ಮಾಡಿಬಿಟ್ರು, ಈ ಭೇದ ಶಬ್ದದ ಯಾತಕ್ಕೆ ಅಪಾರ್ಥ ಮಾಡಿಕೊಂಡ್ರು ಅಂದರೆ, ಈ ಪಂಚತಂತ್ರ ಅಂತ ಪುಸ್ತಕ ನೋಡಿರ್ತೀರಿ, ನೀತಿ ಕಥೆಗಳು, ಅದರಲ್ಲಿ ಒಂದು ಭಾಗ ಮಿತ್ರಭೇದ ಅಂತ ಒಂದಿದೆ. ಮಿತ್ರಭೇದ ಅಂದ್ರೆ ಏನು? ಮಿತ್ರರಲ್ಲಿ ಒಡಿಸಲು ಒಡಕೊಡಿಸೋದು ಅಂತ, ಡಿವೈಡ್ ಅಂಡ್ ರೂಲ್ ಅಂತ ಹೇಳ್ತಾರೆ. ಆ ಅರ್ಥದಲ್ಲಿ ಮಧ್ವಾಚಾರ್ಯ ಭೇದ ಮಾಡಿಬಿಟ್ರು ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಮಧ್ವಾಚಾರ್ಯ ಭೇದ ಮಾಡಿದ್ರು ಅಂತ ಹೇಳಲಿಲ್ಲ, ಇರೋ ಭೇದನ ಹೇಳಿಕೊಟ್ರು. ಗೊತ್ತಾಯ್ತಾ? ದೇವರು ಬೇರೆ, ಜೀವ ಬೇರೆ, ಜಡ ಬೇರೆ, ಜೀವ ಬೇರೆ, ಇದು ಭೇದ ಮಾಡೋದಾಯ್ತು. ಇದು ಹಾಲು ಬೇರೆ, ಟೀ ಬೇರೆ, ಕಾಫಿ ಬೇರೆ ಅಂತ ಹೇಳಿದ್ರೆ ಭೇದ ಮಾಡಿದ್ದಾಯ್ತು. ಭೇದ ಇದೆ ಅಂತ ಅರ್ಥ, ಭೇದ ಇದೆ. ಆಚಾರ್ಯ ಭೇದ ಮಾಡಲಿಲ್ಲ, ಭೇದ ಇದೆ ಅಂತ ತಿಳಿಸಿದ್ರಷ್ಟೇ ಹೊರತು ಮತ್ತೆ ಹೇಳ್ತಾರೆ ಭೇದ ಇದೆ. ಆದ್ರೆ ಆದಷ್ಟು ಏನ್ ಮಾಡ್ಬೇಕು ನೀವೀಗ? ಪಕ್ಷಪಾತ ಮಾಡಬೇಡಿ, ಅದು ಇಂಪಾರ್ಟೆಂಟ್. ಮಧ್ವಾಚಾರ್ಯ ಹೇಳ್ತಾರೆ ಭೇದ ಇದೆ, ಆದ್ರೆ ಭೇದ ಇದೆ ಅಂತ ಹೇಳಿ ನೀವು ಅದನ್ನ ಅಂಡು ಅಡ್ವಾಂಟೇಜ್ ತಗೊಳಕ್ಕೆ ಬರೋದಿಲ್ಲ. ದುರ್ಯೋಧನ ಬೇರೆ, ಭೀಮಸೇನೆ ಬೇರೆ, ಆದ್ರೆ ಭೀಮಸೇನೆ ಅವತ್ತೇ ದುರ್ಯೋಧನ ಕೊಲ್ಲಿಲ್ಲ, ಎಲ್ಲ ಆಪರ್ಚುನಿಟಿ ಕೊಟ್ಟು ಆಮೇಲೆ ಕೊಂದಿದ್ದೆ ಹೊರತು ಆ ಕೊಲ್ಲಿಲ್ಲ. ಸೊ ಭೇದ ಮಾಡಿ ಅಂತ ಆಚಾರ್ಯ ಹೇಳಲಿಲ್ಲ. ತಾರತಮ್ಯ ಇದೆ, ತಾರತಮ್ಯ ಇದೆ, ತಾರತಮ್ಯ ಮಾಡಿ, ಎಷ್ಟು ಡಿಫ್ರೆನ್ಸ್ ಇದೆ. ತಾರತಮ್ಯ ಇದೆ, ತಾರತಮ್ಯ ಮಾಡಿ. ತಾರತಮ್ಯ ಇದೆ ಅಂದ್ರೆ ಏನರ್ಥ? ದೊಡ್ಡವರು ಕಿಚ್ಚವರೆಲ್ಲ ಇದ್ದಾರೆ, ಗಿವ್ ಡ್ಯೂ ರೆಸ್ಪೆಕ್ಟ್ ಅಂತ ಆಚಾರ್ಯ ಹೇಳಿದ್ರು. ಗಿವ್ ಡ್ಯೂ ರೆಸ್ಪೆಕ್ಟ್, ಸ್ವಾಮಿಗಳು ಬರ್ತಾರೆ, ಎದ್ದು ಗೌರವ ಕೊಡ್ತೇವೆ. ಇದೇನಿದು ಡ್ಯೂ ರೆಸ್ಪೆಕ್ಟ್ ಅದು, ಇದೇನಿದು ತಾರತಮ್ಯ ಅಲ್ಲ. ಬಟ್ ತಾರತಮ್ಯ ಮಾಡಿ ಅಂದ್ರೇನು ನೋಡಿ, 20 ಜನ ಕೂತಿದ್ದಾರೆ, 4 ಜನ ನಮ್ಮವರು, ಬೇರೆಯವರು 16 ಜನ, ಇವ್ರಿಗೆ ಬಡಿಸಿ ಅವ್ರಿಗೆ ಬಡಿಸಬೇಡಿ, ಇದೇನಿದು? ಇದು ತಾರತಮ್ಯ ಮಾಡೋದು, ಅದನ್ನು ಆಚಾರ ಹೇಳಲಿಲ್ಲ. ಗೊತ್ತಾಯ್ತಾ? ತಾರತಮ್ಯ ಇದೆ ತಿಳ್ಕೊಳ್ಳಿ, ತಾರತಮ್ಯ ಮಾಡಬೇಡಿ. ಡಿಫರೆನ್ಸ್ ಗೊತ್ತಾಯ್ತಾ? ತಾರತಮ್ಯ ತಿಳ್ಕೊಳ್ಳಿ, ತಾರತಮ್ಯ ಮಾಡಬೇಡಿ. ಹಾಗಂದ್ರೆ ಏನರ್ಥ? ತಾರತಮ್ಯ ಇರೋದ್ರಿಂದ ಯಾರು ದೊಡ್ಡವರೋ ಹೆಚ್ಚು ಗೌರವ ಕೊಡಿ, ಕಡಿಮೆ ಚಿಕ್ಕ ಗೌರವ ಕೊಡಿ. ತಾರತಮ್ಯ ಮಾಡಬೇಡಿ ಅಂದ್ರೆ ಏನು? ಒಬ್ರು ಚಿಕ್ಕವರಿದ್ದಾರೆ ನಮ್ಮವರು, ಜಾಸ್ತಿ ಗೌರವ ಕೊಡೋದು. ದೊಡ್ಡವರಿದ್ದಾರೆ, ಕಡಿಮೆ ಗೌರವ ಕೊಡಿ, ಇದನ್ನು ಮಾಡಬೇಡಿ. ಅರ್ಥ ಆಯ್ತಾ? ಈಗ ಆಚಾರ್ಯ ಏನು ಮಾಡಿದ್ದಾರೆ ತಿಳ್ಕೊಂಡಿದ್ದಾರೆ, ಆಚಾರ್ಯ ಅದನ್ನು ಮಾಡಿದ್ದಲ್ಲ. ತಾರತಮ್ಯ ಮಾಡಿ ಅಂತ ಹೇಳಲಿಲ್ಲ. ತಾರತಮ್ಯ ಇದೆ, ಏನು ಮಾಡಕ್ಕೆ ಬರೋದು? ಬಂಗಾರ ಇದೆ, ಇವತ್ತು ಸಿಟ್ಟು ಬರುತ್ತೆ ಎಲ್ಲರಿಗೂ, ಏನ್ರಿ ಬಂಗಾರಕ್ಕೆ ಮಾತ್ರ ಅಷ್ಟು ಬೇಡ, ಸ್ಟೀಲ್ಗೂ ಅಷ್ಟು ಕೊಡ್ತೇವೆ ಅಂತ ಏನು ಮಾಡ್ಬೇಕು ನಾವೀಗ? ಸ್ಟೀಲ್ಗೂ 30,000 ರೂಪಾಯಿ ಒಂದು ಗ್ರಾಮಿಗೆ ಕೊಡ್ತೇವೆ ಅಂತ ಕೇಳಿದ್ರೆ ಕೊಡು, ಹಾಗಾಗಿ ನಮಗೇನು ಯೋಚನೆ? ಕೊಟ್ಟು ಹಾಳಾಗತ್ತೆ, ಏನು ಯೋಚನೆ ಇಲ್ಲ. ನಾವೇನು ಮಾಡ್ತೇವೆ ಈಗ ಬಂಗಾರ ತೊಡ್ದು ನಿನ್ನೆ ಸರಿಯಾದ ಬಂಗಾರನ ಕರೆಕ್ಟಾ? ಹ್ಯಾಂಗ ಎಲ್ಲ ಕೇಳಬಾರ್ದು. ತಾರತಮ್ಯನೇ ಇಲ್ಲ ಅಂತ ಹೇಳಿದ್ರೆ ಗತಿ ಏನಾಗುತ್ತಾಗ? ಟಿ ವಿಯಲ್ಲಿ ತಾರತಮ್ಯ ಇದೆಯೋ ಇಲ್ವಾ? ತಾರತಮ್ಯ ಇದೆ ಅಂತಲೇ ಜನ ಕ್ಯೂ ನಿಲ್ಲೋದು, ಕ್ಯೂ ಯಾಕೆ ನಿಲ್ತಿದ್ರು? ಈಗ ಆ ಟಿ ವಿ ಬೇಕು, ಈ ಟಿ ವಿ ಬೇಕು ಯಾಕಂತಾರೆ? ತಾರತಮ್ಯ ಇದೆ ಅದರೊಳಗೆ, ಕ್ವಾಲಿಟಿ ವೇರಿ ಆಗ್ತಾ ಹೋಗುತ್ತೆ. ಇದು ಹೇಳಿದ್ರು 20,000 30,000 ಅಂತ, ಯಾಕೆ ಒಂದೇ ಸೈಜ್ ಇದೆ ಇಲ್ಲ ಅಂತ ಕೇಳಿದರೆ ನೋ ನೋ ಕ್ವಾಲಿಟಿ ಬೇರೆ ಆಗುತ್ತೆ ಅಂತ ಹೇಳಿ. ಅವು ಹೌದು, ಹಾಗಿದ್ರೆ ವರ್ತ್ ಅಂತ ಹೇಳಿದ. ಒಂದೇ ಟಿ ವಿ ಅದೇ ಈಕ್ವಲ್ ಇದಕ್ಕೆ ಒಬ್ಬನು 30,000 20,000 ತಪ್ಪದು. ಆ ಡಿಫ್ರೆನ್ಸ್ ಇದ್ದಾಗ ಹೇಳಿದರೆ ಕರೆಕ್ಟ್. ಆಚಾರ್ಯ ಹೇಳಿದ್ದಲ್ಲ, ಅರ್ಜುನನ ಯೋಗ್ಯತೆ ಬೇರೆ, ಭೀಮಸೇನ ಯೋಗ್ಯತೆ ಬೇರೆ, ಧರ್ಮರಾಜ ಯೋಗ್ಯತೆ ಬೇರೆ, ಅರ್ಥ ಮಾಡಿಕೊಳ್ಳಿ ಅಂತೇಳಿ ತಾರತಮ್ಯ ಮಾಡಿದ್ದ. ಅದು ಮಾಡಿದ್ದಲ್ಲ, ಅದಕ್ಕೆ ತಾರತಮ್ಯ ಮಾಡಿ ಅಂತ ಹೇಳಿಲ್ಲ. ಇರೋ ತಾರತಮ್ಯ ತಿಳ್ಕೊಳ್ಳಿ ಅಂತ ಹೇಳಿ, ಎಷ್ಟು ಡಿಫ್ರೆನ್ಸ್ ಇದೆ. ಇನ್ನು ಜೀವತ್ರೈವಿಧ್ಯ ಕೂಡ, 3 ಜನ ಜೀವ ನಾವು ಡಿವೈಡ್ ಮಾಡ್ತಾ ಇಲ್ಲ, ಅವರಾಗಿದ್ದಾರೆ. ಸಾತ್ವಿಕರು ಅಂತಲೇ ಇದ್ದಾರೆ, ರಾಜಸರು ಅಂತ ಇದ್ದಾರೆ, ತಾಮಸರು ಅಂತಲೇ ಇದ್ದಾರೆ. ಅರ್ಥ ಮಾಡ್ಕೊಳ್ಳೋದು ನಮ್ಮ ಕೆಲಸ. ಅರ್ಥ ಹೇಗೆ ಮಾಡ್ಕೋಬೇಕು ಅಂದ್ರೆ ಭಗವದ್ಗೀತೆ ನಾವು ಹೇಳಿದ್ದಲ್ಲ, ಭಗವದ್ಗೀತೆ ಹೇಳಿದೆ ಅದನ್ನು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ಇವೆಲ್ಲ ಏನಿವು ದೈವಿ ಸಂಪತ್ತಿವೆಲ್ಲ ಕೂಡ. ಇನ್ನು ಕಾಮ ಕ್ರೋಧ ಲೋಭ ಮೋಹ ಈಶ್ವರೋಹಂ ಅಹಂ ಭೋಗಿ ಎಲ್ಲ ಯಾರ ಗುಣಗಳಿವೆಲ್ಲ ತಾಮಸರ ಗುಣಗಳು. ಇನ್ನು ಬಿಟ್ಟುವಿದ್ರೆ ರಾಜಸರು ಮೂರು ಜನ ಇದ್ದಾರೆ. ನಾವೇನು ವಿರೋಧೇ ಭಗವದ್ಗೀತೆ ಹೇಳಿದ್ದೀನಿ ಹೇಳಿದ್ದು ಸ್ವಂತ ಹೇಳಿದ್ದಲ್ಲ. ಇವಿಲ್ಲಿ ಎಲ್ಲಿಂದ ಕ್ರಿಯೇಟ್ ಆಯ್ತೀಗ ತಮಯೋಗ್ಯ ದೇವರು ಇದ್ದಾರಲ್ಲ ಇವಿಲ್ಲಿ ಎಲ್ಲಿದೆ ಈಗ ಅವರೊಳಗೆ ಇದೆ. ಇವ್ರು ಒಳಗೆ ಇರೋದ್ರಿಂದಾಗಿನೇ ಜಗತ್ತಲ್ಲಿ ತಪ್ಪಿದೆ ಅಷ್ಟೇ. ಅದನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಟ್ರೆ ಮುಗಿದೋಗುತ್ತೆ ಅಷ್ಟೇ ಹೊರತು ಜೀವರಲ್ಲಿ ಸ್ವರೂಪತಃ ಒಳ್ಳೆಯವರು ಕೆಟ್ಟವರು ಮತ್ತು ನೀಚರು ಒಳ್ಳೆಯವರು ಮಧ್ಯದವರು ನೀಚರು ಮೂರು ಭಾಗ ಇದೆ. ಸಾತ್ವಿಕ ರಾಜಸ ತಾಮಸ ಅಂತಿದೆ. ಯಾವ ಪಕ್ಷಪಾತನೂ ಅಲ್ಲ ನಿಜವಾಗ್ಲೂ ಕೂಡ. ಮಧ್ವ ಸಿದ್ಧಾರ್ಥದ ಮೇಲೆ ಮೇನ್ ಆಕ್ಷೇಪಣೆ ಅಂದರೆ ಅದೇನು ಜೀವತ್ರೈತು ಒಪ್ಪಿಟ್ಬಿಟ್ಟಿದ್ದಾರೆ ಎಲ್ಲರಿಗೂ ಸಮಾನತೆ ಕೊಟ್ಟಿಲ್ಲ ಎಂಥ ವಾದ ಇದು. ಹಾಗಿದ್ರೆ ನೀವೇ ಫಾಲೋ ಮಾಡಿಯಪ್ಪ ಪರೀಕ್ಷೆ ಕುಡಿಸ್ಕೊಂಬಿಡಿ. ಯಾರನ್ನೂ ಫೇಲ್ ಮಾಡೋದಿಲ್ಲ ಅನೌನ್ಸ್ ಮಾಡಿ. ಎಂದಾರು ಒಂದು ಪರೀಕ್ಷೆ ಇದೆಯಾ ಅಂಥದ್ದು ಮಧ್ವಾಚಾರ್ಯ ಕಮೆಂಟ್ ಮಾಡ್ತೀರಲ್ಲ ಪರೀಕ್ಷೆ ಕೂತವರೆಲ್ಲ ಪಾಸು ಅಂತ ಹೇಳಿಬಿಡಿ. ಎಂದು ಒಂದಾರು ಪರೀಕ್ಷೆ ತೋರಿಸ್ತೀರಾ ನೀವು ಅದನ್ನು? ಪರೀಕ್ಷೆ ಕೂತು ಕ್ಲಾಸ್ ಇದೆ ಪಾಸ್ ಇದೆ ಅಂತ ಹೇಳಿದ್ರು ಕೂಡ ಫೇಲ್ ಆಗೋರು ಅಷ್ಟು ಜನ ಇದ್ದಾರೆ. ಇನ್ನು ಪರೀಕ್ಷೆನೇ ಇಲ್ಲ ಪಾಸ್ ಎಲ್ಲರೂ ಪಾಸ್ ಅಂತೇಳಿ ಯಾರು ಒಬ್ಬರಾರು ಓದ್ತಿದ್ರ ಯಾರು ಓದೋದಿಲ್ಲ. ಯಾತಕ್ಕೆ ಯಾವ ಪರೀಕ್ಷೆ ಇಲ್ಲ ಮತ್ತೆ ಯಾಕೆ ಓದಬೇಕು? ಎಲ್ಲರೂ ಈಕ್ವಲ್ ಮತ್ತೆ ಯಾಕೆ ಓದಬೇಕು? ಮಾರ್ಕ್ಸ್ ಯಾಕೆ ಜಾಸ್ತಿ ತಗೋಬೇಕು? ಎಲ್ಲರೂ ಬರೀ ಪಾಸ್ಗೆ ಅಷ್ಟೇ ಮಹತ್ವ ಇದ್ದರೆ ತಾರತಮ್ಯ ಎತ್ತಕ್ಕಬೇಕು. ಅವ್ರ ಪ್ರಕಾರ ತಿಳ್ಕೊಬೇಡ. ಅಷ್ಟು ಕಷ್ಟಪಟ್ಟು ರಾಮಾನುಜಾಚಾರ್ಯ ಮತ ಪ್ರಸಾರ ಮಾಡಿದರು. ತುಂಬ ಕಷ್ಟಪಟ್ಟಿದ್ದಾರೆ ಪಾಪ. ವೇದಾಂತ ದೇಶಿಕರು ಮಾಡಿದರು. ರಾಮಾನುಜಾಚಾರ್ಯಗೂ ಅದೇ ಬರೀ ನಾಮ ಹಾಕೊಂಡು ಓಡಾಡ್ತಾನೆ ಅವರಿಗೂ ಅದೇ ಸುಖ ಕೊಟ್ಟರೆ ಸಿಟ್ಟು ಬರುತ್ತೆ ಹೌದಲ್ಲ? ಅಲ್ಲಿ ಪೂರ್ತಿ ಹಾಕ್ಕೊಂಡು ಪಾಪ ಎ ಟು ಜೆಡ್ ಮಾಡಿದವರಲ್ಲಿ ಒಬ್ಬರು ಮಾಡಿದವರಲ್ಲಿ ಡಿಫರೆನ್ಸ್ ಬರೋದಿಲ್ಲ. ಈಗ ಹೈಯೆಸ್ಟ್ ಆಫೀಸರ್ಗೂ ಅದೇ ಸಂಬಳ, ಕಸ ಬಡಿಯೋ ಅದೇ ಸಂಬಳ ಕೊಟ್ಟರೆ ಎಲ್ಲರೂ ಕಸ ಬಡಿತೀವಿ ಅಂತಾರೆ. ಯಾಕೆ? ಇನ್ನೊಬ್ಬರಿಗೆ ಬಂದು ದುಡ್ಡು ಕೊಟ್ಟು ಬಳಸಕ್ಕೆ ಬರ್ತೀರಿ. ಏನು ಬಡಿ ನೆಟ್ಟಾಣಿ ಕೊಡ್ಬೋದು ಅಂತಲ್ಲಿ 1,000 ರೂಪಾಯಿ ಇಸ್ಕೊಂಡು 10 ರೂಪಾಯಿ ಕೊಟ್ಟು ಬಳಸಾಕ್ತಾನೆ. ಏನರ್ಥ? ತುಂಬ ಕನ್ಫ್ಯೂಷನ್. ಅದಕ್ಕೆ ಅರ್ಥನೇ ಇಲ್ಲ. ಆಚಾರ ಹೇಳ್ತಾರೆ ತಾರತಮ್ಯ ಇನ್ಹೆರಿಟೆಡ್ ತಾರತಮ್ಯ. ಬಂಗಾರದ ಬೆಲೆ ಎಲ್ಲಿದೆ? ಬಂಗಾರದಲ್ಲೇ ಇದೆ, ನಾವು ಮಾಡಿದ್ದಲ್ಲ. ಬೆಳ್ಳಿ ಬೆಲೆ ಬೆಳ್ಳಿಯಲ್ಲೇ ಇದೆ, ಅದರ ಕ್ವಾಲಿಟಿ ಇದೆ. ಅದಕ್ಕೀಗ ಸ್ಟೀಲ್ ಪಾತ್ರೆ ತುಕ್ಕಿಡಿತ್ತು, ಬಂಗಾರ ತುಕ್ಕಿಡಿತ್ತು ಹಿಡಿಯೋದಿಲ್ಲ. ವ್ಯಾಲ್ಯೂ ಚೇಂಜ್ ಆಯ್ತೋ ಇಲ್ಲ? ಈಗ ಇವತ್ತು ಹಳೆಯ ಸ್ಟೀಲ್ ಪಾತ್ರೆ ಅಂತ ಕೇಳಿ ಒಬ್ಬನೂ ತಗೊಳ್ಳೋದಿಲ್ಲ ಅದನ್ನು. ಇವರು ಕೂಡ ಬಿಸಾಕ್ಬಿಡ್ತಾರೆ. ಆದರೆ ಹಳೆ ಬಂಗಾರನ ಮೊದಲು ಇನ್ನೂ ಚೆನ್ನಾಗ ಆಂಟಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಉಕ್ಕಿ ಸ್ಟೀಲ್ಗಾರ ಆಂಟಿಕ್ ವ್ಯಾಲ್ಯೂ ಕೊಡ್ತಾರ? ಹೊಸ ವ್ಯಾಲ್ಯೂ ಕೊಡ್ಬೇಕಾದ್ರೆ ಕಡಿಮೆ. ಆಂಟಿಕ್ ವ್ಯಾಲ್ಯೂ ಯಾರು ಕೊಡ್ತಾರೆ? ಅದಕ್ಕೆ ಆಂಟಿಕ್ ವ್ಯಾಲ್ಯೂ ಇದೆ. ಅದಕ್ಕೆ ಇನ್ಹೆರಿಟೆಡ್ ವ್ಯಾಲ್ಯೂ, ಹೊರಗಿಂದ ಒಳಗೆ ವ್ಯಾಲ್ಯೂ ಇದೆ. ಅದು ಸಾತ್ವಿಕರು ಹಾಗಿದ್ದಾರೆ. ಎಷ್ಟು ಸುಲಭ. ದುರ್ಯೋಧನೆಗೆ ಅಷ್ಟು ಹೇಳಿದ್ರು ತಿಳಿಯಲಿಲ್ಲ, ಅವನು ತಾಮಸ. ಅರ್ಜುನಿಗೆ ಒಮ್ಮೆ ಹೇಳಿದ್ರೆ ತಿಳಿಯಿತು ಸಾತ್ವಿಕ. ಅರ್ಜುನನು ತಪ್ಪು ಮಾಡಿದ, ದುರ್ಯೋಧನ ತಪ್ಪು ಮಾಡಿದ. ಕೃಷ್ಣ ಅರ್ಜುನಿಗೆ ಹೇಳಿದ ತಕ್ಷಣ ತಪ್ಪಾಯಿತು ಕೃಷ್ಣ, ಕರಿಷ್ಯೇ ವಚನ ಅಂತ ಎದ್ದು ಬಿಟ್ಟ. ದುರ್ಯೋಧನ ಸಾಯ್ಬೇಕಾದ್ರೂ ಹೇಳಿದ, ಕೃಷ್ಣ ನಿನ್ನ ಮಾತು ಕೇಳದೆ ಸಾಯ್ತೀನಿ ಅಂತ ಹೇಳ್ತಾನೆ. ಈವರೆಗೆ ಕೇಳಿ ಇನ್ಮೇಲೂ ಕೇಳೋದಿಲ್ಲ ನಾನು, ನನ್ನ ಮಾತು ನನ್ನ ಮಾತೆ ಅಂತ ಹೇಳ್ತಾನೆ. ಎಷ್ಟು ಹಠ ಇದೆ ಅವನಿಗೆ. ಇದೆಲ್ಲ ಎಲ್ಲಿ ಗುಣಗಳಿವೆಲ್ಲ ಇದರೊಳಗೆ? ಒಂದು ಹಿಟ್ಟು ಖಾರ ಇದೆ ಅಂದ್ರೆ ಏನರ್ಥ? ಒಂದು ಗೋಧಿ ಹಿಟ್ಟು ಖಾರ ಇದೆ ಅಂದ್ರೆ ಏನರ್ಥ? ಮೆಣಸಿನಕಾಯಿ ಹಾಕಿದ್ರೆ ಮೆಣಸಿನಕಾಯಿ ಖಾರ ಇದೆ ಅಂದ್ರೆ ಏನರ್ಥ? ಮೆಣಸಿನಕಾಯಿಯೇ ಖಾರ ಇದೆ ಅಂತ ಅರ್ಥ. ಅರ್ಥ ಆಯ್ತಾ? ಮೆಣಸಿನಕಾಯಿ ಖಾರ ಇರೋದು ಯಾತಕ್ಕೆ? ಅದಕ್ಕೆ ಮೆಣಸಿನಕಾಯಿ ಅಂತ ಕರೆದಿರೋದು ಅದನ್ನ ಸ್ವರೂಪ. ಆದ್ರೆ ಹಿಟ್ಟು ಖಾರ ಇರೋದು ಅದಕ್ಕೆ ಹಿಟ್ಟಿಗೆ, ಅದೇ ಹಿಟ್ಟಿಗೆ ನೀವು ಮೆಣಸಿನಕಾಯಿ ಹಾಕಿದ್ರೆ ಬೋಂಡಾ ಆಗಿಬಿಡುತ್ತೆ, ಅದು ಸಕ್ಕರೆ ಹಾಕಿದ್ರೆ ಬೈಸೂರ್ಪಾಕ ಆಗಿಬಿಡುತ್ತೆ. ಯಾತಕ್ಕೆ? ಚೇಂಜ್ ಆಗ್ತಾ ಹೋಗುದು. ಆದ್ರೆ ಸಕ್ಕರೆ ಸಕ್ಕರೆನೇ, ವಿಷ ವಿಷನೇ, ಖಾರ ಖಾರನೇ. ಇದನ್ನು ಒಪ್ಕೊಂಡಿದ್ದಕ್ಕೆ ಜಗತ್ತು ಬದುಕ್ತಿರೋದು. ದೇರ್ಫೋರ್ ಜೀವತ್ರೈವಿದ್ಯ ಇದ್ದೇ ಇದೆ, ಜೀವತ್ರೈವಿದ್ಯ ಇದ್ದೇ ಇದೆ. ಅವರು ದುಃಖ ಆಗಲೇಬೇಕು. ಕೆಲವು ವಾದ ಏನು ಅಂದರೆ ಈ ಮತ್ತೆ ನಮ್ಮಲ್ಲಿ ನಿರಾಶೆ ಹುಟ್ಟಿಸಿಬಿಡುತ್ತೆ ಒಂಥರ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಪಾಠ ಪ್ರವಚನ ದಾನ ಧರ್ಮ ಅಂತೇವೆ, ನಾವು ತಮಯೋಗ್ಯರಾಗಿದ್ದು ಏನು ಮಾಡಬೇಕು ಅಕಸ್ಮಾತ್? ಇಷ್ಟೆಲ್ಲ ಕಷ್ಟಪಟ್ಟು ಏನಾಗುತ್ತದೋ, ಎಲ್ಲ ವೇಸ್ಟ್. ಇನ್ನೊಬ್ರು ಇದ್ದಾರೆ, ಅವ್ರು ಹೆಂಡ ಕುಡಿತು ಏನೋ ಮಾಡ್ತಾರೆ, ಸ್ವರೂಪತ ಯೋಗ್ಯ, ಅವನೇನು ಮಾಡ್ತೀರಿ? ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ಎಷ್ಟು ಫಜೀತಿ ಈಗ. ನಾವು ಒಳ್ಳೇದು ಮಾಡೋದು ಬೆಲೆನೇ ಇರೋದಿಲ್ವಲ್ಲ. ನಾವು ಸಾತ್ವಿಕ, ನಾವೆಲ್ಲ ಒಳ್ಳೆ ಪುಣ್ಯಕಾರ್ಯ ಅರ್ಥನೇ ಇರೋದಿಲ್ಲ. ಆದ್ದರಿಂದ ಸ್ವರೂಪ ಗೊತ್ತಾಗೋವರೆಗೂ ನಾವು ಸಾಧನೆ ಮಾಡೋದಿಲ್ಲ. ಸ್ವರೂಪ ಗೊತ್ತಾಗದ ಮತ್ತೆ ಮಾಡೋಣ ಸಿಟಿನೇ ಇಲ್ಲ. ಯಾತಕ್ಕೆ? ಹಳೆ ಬಾರ ಗೊತ್ತಾಗಿದೆ ಮತ್ತೆ ಯಾಕೆ ಮಾಡಬೇಕು? ಈ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ತಪ್ಪು ತಿಳ್ಕೊಂಡಿದ್ದೀರಿ. ಸ್ವರೂಪ ಗೊತ್ತಿದೆ, ಬೇರೆ ಇದೆ ಅಂತ ಹೇಳಿದ್ದೆ ಹೊರತು ನಮಗೆ ಗೊತ್ತಿದೆ ಅಂತ ಹೇಳಿಲ್ಲ. ಅದನ್ನ ಎಲ್ಲ ಯಾರಿಗೆ ಗೊತ್ತಿದೆ ಈಗ? ದೇವರಿಗೆ ಗೊತ್ತಿದೆ. ನಮಗೆಲ್ಲ ಗೊತ್ತಿದೆ ಅಂತ ಹೇಳಿಲ್ಲ. ಅದು ದೇವರಿಗೆ ಗೊತ್ತಿದೆ, ಹೇಗೆ ಮಾಡಿಸೋಬಂದು ಗೊತ್ತಿದೆ. ಎಕ್ಸಾಮಿನರ್ಗೆ ಗೊತ್ತೀಗ, ಇದು ಲೇಟರ್ ಹೊಡೆದಾ ಓಡಾಡ್ತಿದ್ದಾರೆ. ಅವ್ರು ಉತ್ತರ ಬರೆದಿದ್ದಾರೆ 4/28 ಬರ್ದಾಕ್ಬಿಟ್ಟಿದ್ದಾರೆ, ಗೊತ್ತು ಇವ್ರು ಫೇಲ್ ಆಗ್ತಾನೆ ಅಂತ. ಇನ್ನೊಬ್ರು ಸರಿಯಾಗಿ ಬರೋದು, ಪಾಸ್ ಆಗ್ತಾನೆ ಗೊತ್ತು. ಆದರೆ ಹೇಳೋದಿಲ್ಲ ಅವರಲ್ಲೇ, ಯಾರಿಗೂ ಹೇಳೋದಿಲ್ಲ. ಯಾರು ರೈಟ್ ಬಂದ್ರೆ ರಾಂಗ್ ಬಂದ್ರೆ ಸುಮ್ಮನೆ ಪ್ಯಾಕ್ ಟೈಪ್ ಮಾಡಿ ಕೊಟ್ಬಿಡು ಅಂತ ಹೇಳ್ತಾರಂತೆ. ಗೊತ್ತಾ? ದೇವರು ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದರಿಂದಾಗಿನೇ ನಿರಾಸೆ. ಇವತ್ತು ಕೆಲವರು ರ್ಯಾಂಕ್ ತಗೋತಾರೆ, ಇವರು ಫಸ್ಟ್ ಕ್ಲಾಸ್ ಬರ್ತಾರೆ ಎಂಬ ಕಾರಣಕ್ಕೆ ಪರೀಕ್ಷೆ ಕೊಡೋರು ಕಡಿಮೆ ಆಗಿದ್ದಾರೆ. ಮತ್ತೆ ಸೆಪ್ಟೆಂಬರ್ಗೆ ಕೊಡೋದಿಲ್ಲ, ಮತ್ತೆ ಮಾರ್ಚ್, ಮತ್ತೆ ಎಚ್ಚರ ಇಲ್ಲ. ಪಾಪ, ಇಷ್ಟು ಫೇಲ್ ಆಗೋದು ಗ್ಯಾರಂಟಿ ಅಂತ ಗೊತ್ತು ಯಾಕೆ ಕೊಡೋದಿಲ್ಲ ಅವರೆಲ್ಲ ಕೂಡ? ಅಂದಮೇಲೆ ನಾವು ನಮ್ಮ ಸ್ವರೂಪ ಗೊತ್ತಾಗದಿದ್ದ ಮಾತ್ರಕ್ಕೆ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಇವತ್ತು ನಾಳೆ ಅಂತ ಯಾರಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ನಾಳೆ ಏನಾಗುತ್ತೆ ಅಂತ? ಯಾರಿಗಾದ್ರು ಗೊತ್ತಾ ನಮಗೆ? ನಾವು ಸಾಧನೆ ಮಾಡ್ತೀವೋ ಇಲ್ವೋ? ಈಗ ಮತ್ತು ಗ್ಯಾರಂಟಿ ನಿಮಗೆ ಗೊತ್ತಿದೆ ಏನಂತ? ಇದು 100 ವರ್ಷ ಮೇಲೆ ಕೂತವ್ರು ಯಾರೂ ಇರೋದಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಆಸ್ತಿ ಮಾಡೋದು ಬಿಡ್ತಾನೆ ಮನುಷ್ಯ, ಬಿಟ್ಟಿದ್ದಾನೆ ಎಲ್ಲ ಟೆಂಪರರಿ ಗೊತ್ತಿದ್ರು ಕೂಡ ಏನೋ ಚೇಂಜ್ ಆಗಿದೆ ನಮ್ಮಲ್ಲಿ, ಏನು ಚೇಂಜ್ ಆಗಿದೆ. ಅದನ್ನ ಅರ್ಥ ಏನು ಅಂದರೆ, ಈ ಗೊತ್ತಾಗೋದು ಬಿಡೋದು ಸಾಧ್ಯ ಅಲ್ಲ, ಅವನ ಸ್ವರೂಪನೇ ಆಗಿರುತ್ತೆ. ಒಳ್ಳೆಯವನು ಏನು ಮಾಡ್ತಾನೆ, ನರಕ ಆಗುತ್ತೆ ಅಂತ ಹೇಳಬೇಕಾದ್ರೆ ಅವನು ಒಳ್ಳೆ ಕೆಲಸನೇ ಮಾಡ್ತಾನೆ, ಆದ್ರೆ ಆಗಲಿ ಬಿಡಿ ಅಂತ ಹೇಳ್ತಾನೆ. ಇನ್ನು ಕೆಟ್ಟವನಿದ್ದಾನೆ ನಿನಗೆ ನರಕಾಗುತ್ತೆ, ಅವನು ಅರ್ಥ ಆದ್ರೆ ಆಗಲಿ ಬಿಡಿ ಅಂತೇಳಿ. ಇವನು ನರಕಾದರೂ ಸರಿನೇ, ಒಳ್ಳೆ ಕೆಲಸ ಮಾಡ್ತೇನೆ. ಅವನು ಹೇಗೋ ನರಕಾಗುತ್ತೆ, ಒಳ್ಳೆ ಕೆಲಸ ಕೆಟ್ಟ ಕೆಲಸನೇ ಮಾಡ್ತೇನೆ ಅಂತ ಹೇಳ್ತಾನೆ. ಒಂದೇ ಇಬ್ಬರಿಗೂ ಸೇಮ್ ಆನ್ಸರ್. ಆದ್ದರಿಂದ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇನ್ಹೆರೆಂಟ್ ಆಗಿದ್ದಾಗ ಅದು ಹೊರಗಿನ ಇದನ್ನು ಚೇಂಜ್ ಆಗಲಿಕ್ಕೆ ಬರೋದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ತುಂಬ ಕೆಟ್ಟ ತಮೋಯುಗ ಒಳ್ಳೆ ಕೆಲಸ ಮಾಡಿಬಿಟ್ರೆ. ಎಷ್ಟು ದೊಡ್ಡ ಪ್ರಶ್ನೆ ಅಂದರೆ ಇದು, ಒಬ್ಬ ಕುರುಡ ಅಕಸ್ಮಾತ್ ಕಂಡುಬಿಟ್ಟು ನೋಡಿದ್ರೆ ಏನು ಮಾಡ್ತೀರಿ ಅಂದರೆ ಉತ್ತರ ಕೊಡ್ತೀರಿ? ಒಬ್ಬ ಕುರುಡ ನೋಡಿಬಿಟ್ರೆ ಏನು ಮಾಡ್ತೀರಿ, ಏನು ಹೇಳಬೇಕು ಅದಕ್ಕೆ? ಮೊದಲೇದು ಕುರುಡ ನೋಡೋಕ್ಕೆ ಸಾಧ್ಯ ಇಲ್ಲ, ಹೋಗ್ತಾನೆ. ಅಥವಾ ನೋಡಿದರೆ ಏನಲ್ಲ, ಕುರುಡನೇ ಅಲ್ಲ, ಸಿಂಪಲ್ ಆನ್ಸರ್. ಗೊತ್ತಾಯ್ತಾ? ಇವತ್ತು ಸ್ವರೂಪ ಲಗ್ನಕ್ಕೆ ಎಲ್ಲ ಓದಿಬಿಟ್ಟಾದ್ರೆ ಏನು ಮಾಡ್ತೀರಿ ಅಂತ ಕೇಳಿದರೆ, ತಪೋಯೋಗ್ಯ ಓದೋದೇ ಇಲ್ಲ, ಗ್ಯಾರಂಟಿ ಯೋಗ್ಯನೇ ಓದೋದಿಲ್ಲ, ತಪೋಯೋಗ್ಯ ಯಾಕೆ ಓದ್ತಾನೆ ಈ ಮಧ್ಯೆ ಪಾಪ? ಅದರಿಂದ ಪ್ರಶ್ನೆನೇ ಬರೋದಿಲ್ಲ. ಇವರು ಎಂಥ ಪ್ರಶ್ನೆಗಳು ಅಂದರೆ, ಬಾಲ ನಾಯಿನ ಆಡಾಡಿಸ್ಬಿಟ್ರಿ ಏನಂತ ಕೇಳಿದರೆ ಆಗ ಚಾನ್ಸಸ್ ಇದೆಯಾ? ಚಾನ್ಸಸ್ ಇಲ್ಲೇ ಇಲ್ಲ. ಅದಕ್ಕೇನೆ ಇವತ್ತು ಒಳ್ಳೆಯವನಾಗಿರ್ಬೇಕಾದ್ರೆ ನಮ್ಮ ಜೀವನದಲ್ಲೇ ತಗೊಳ್ಳಿಬೇಕಾದ್ರೆ. ಒಬ್ಬ ನಿರ್ತಾನೆ, ಮೋಸ ಮಾಡೋದಿಲ್ಲ ಅವ್ನು, ಏನು ಕೊಟ್ಟರು ಮೋಸ ಮಾಡೋದಿಲ್ಲ. ನಾನು ಬಡವನಾಗೇ ಇರ್ತೇನೆ, ಏನು ಕೊಟ್ಟರು ಮೋಸ ಮಾಡೋದಿಲ್ಲ, ಐ ಡೋಂಟ್ ಲೈಕ್ ಇಟ್ ಅಂದ್ಬಿಡ್ತಾನೆ. ಅವ್ರ ಸ್ವರೂಪದಲ್ಲಿ ಆ ಗುಣ ಇದೆ. ಇನ್ನೊಬ್ಬನು ಏನು ಮಾಡ್ತಾನೆ, ವಿನಾಕಾರಣ ಮೋಸ ಮಾಡ್ತಾನೆ, ಯಾಕೆ ಸ್ವರೂಪದಲ್ಲಿ ಇದ್ದಿದೆ. ಒಂದು ತಪ್ಪು ಕಾನ್ಸೆಪ್ಟ್ ಇದೆ ಕೆಲವರಿಗೆ, ಬಡವರು ಮಾತ್ರ ಕರೀತಾರೆ, ತಪ್ಪದು. ಎಷ್ಟೋ ಬಡವರು ಕರೆಯೋದಿಲ್ಲ, ಶ್ರೀಮಂತರು ಕರೀತಾರೆ. ಗೊತ್ತಾಯ್ತಾ? ಎಲ್ಲ ಶ್ರೀಮಂತರಲ್ಲ, ಮತ್ತೆ ಕೆಲವು ಶ್ರೀಮಂತರು ಕರೀತಾರೆ. ಯಾಕೆ ಅಂತ ಕೇಳಿದರೆ, ಇವನೇನು ಮಾಡ್ತಾನೆ, ಬಡವ ಅವನು ಶ್ರೀಮಂತಿಗೆ ಬಡತನ ಮುಖ್ಯ ಅಲ್ಲ, ನಾನು ಒಳ್ಳೆಯವನಾಗಿರೋ ಮುಖ್ಯ, ಅದು ಕದಿಯೋದೇ ಇಲ್ಲ. ಇವನೇನು ಮಾಡ್ತಾನೆ ಗೊತ್ತಾ? ಯಾವಾಗ ಎಷ್ಟು ಮಾಡಿದ್ದೇನೆ, ಇನ್ನೊಂದು ಎರಡು ಕದಿಯೋಣ, ಅಕಸ್ಮಾತ್ ಸಿಕ್ಕರೆ ದುಡ್ಡು ಕೊಟ್ಟು ಬಿಡಿಸ್ಕೋಬೋದು. ಸಿಗದ ಹೋದರೆ ಲಾಭ, ಪ್ಲಸ್ ಲಾಭ. ತುಂಬ ಜನ ಮೋಸ ಮಾಡೋದು ಬಡವರಲ್ಲ, ಮೋಸ ಗೀಸ ಮಾಡೋದಲ್ಲ ಮೇಲಿನವರ ಜಾಸ್ತಿ ಮಾಡೋದು. ಹೆಚ್ಚನ ಹಾಲ್ ಅಲ್ಲದೇ ಹೋದರೂ ಕೂಡ ಹೆಚ್ಚನ ಮಾಡ್ತಾರೆ, ಅದಕ್ಕೆ ಟೆಂಪ್ಟ್ ಆಗ್ತಾರೆ, ಬಡವರಿಗೆ ಚಾನ್ಸೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಮುಂದಿನ ಭವಿಷ್ಯ ಗೊತ್ತಿಲ್ಲ ಅನ್ನೋದು ಕಾರಣ ಅಲ್ಲ. ಸ್ವರೂಪ ಗೊತ್ತಾದ ಮಾತ್ರಕ್ಕೇನೆ ಅವನು ಚೇಂಜ್ ಆಗಿ ಒಂದು ನಿರಾಶೆ ಹೊಂತಾನೆ ಅಂತ ಕಾರಣ ಇಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಸತ್ಯಧರ್ಮದ ವ್ಯಾಲ್ಯೂ ಎಷ್ಟಿರುತ್ತೆ ಗೊತ್ತಾ? ಅವನಿಗೆ ಮಹಾಭಾರತದ ಒಂದು ಕಥೆ ಬರುತ್ತೆ. ಧರ್ಮರಾಜ ಸ್ವರ್ಗಕ್ಕೆ ಹೊರಟು ಬಿಡ್ತಾರೆ, ಸ್ವರ್ಗಕ್ಕೆ ಹೊರಡ್ತಾರೆ, ಒಂದು ಜಾಗಕ್ಕೆ ಕರೋಡ್ ಹೋಗ್ತಾರೆ. ಅಲ್ಲಿ ಯಾರು ಕೂತಿರ್ತಾರೆ ಗೊತ್ತಾ? ದುರ್ಯೋಧನ, ದುಶ್ಯಾಸನ, ಎಲ್ಲ ಅದೇ ಗ್ಯಾಂಗ್, ಒಬ್ಬ ಒಳ್ಳೆಯವನು ಇಲ್ಲ. ಈ ಪರಪ್ರಾಗ್ರಹದ ಕೂತ ಕೂತಿರ್ತಾರೆ ಪಾಪ, ಎಲ್ಲರೂ ಕೂಡ ಒಂದೇ ರೀತಿ ಕೂತಿರ್ತಾರೆ. ಅದಕ್ಕೆ ಆಶ್ಚರ್ಯ ಆಗಿಬಿಡುತ್ತೆ ದುರ್ಯೋಧನನಿಗೆ, ಏನಿದು ಶಕುನಿಗೆ ಇಲ್ಲಿ ಮೋಕ್ಷ ಕೂತಿದ್ದಾನೆ, ದುರ್ಯೋಧನ ಕೂತಿದ್ದಾನೆ, ಇವರು ಎಷ್ಟು ಪಾಪಿಗಳು ಗೊತ್ತಾ ಅಂತ ಹೇಳಿದೆ. ಎಂಥ ಪಾಪಿಗಳು ಇವರೆಲ್ಲ ಕೂಡ, ಇವರೆಲ್ಲ ಕೂತಿದ್ದಾರಲ್ಲ, ಏನು ಅಂತ ಕೇಳ್ತಾರೆ. ಧರ್ಮರಾಜ ಇದು ಸ್ವರ್ಗ ಅಂತ ಹೇಳ್ತಾರೆ, ಇದು ಸ್ವರ್ಗನ ಹಣೆ ಹಣೆ ಹೊಡ್ಕೋತಾನೆ, ಇದು ಸ್ವರ್ಗನ? ಸರಿ ಬಿಡಿ, ನಮ್ಮ ಭೀಮಸೇನ ಇಲ್ಲಿ ಅಂತ ಕೇಳ್ತಾರೆ. ಅರ್ಜುನ ಇಲ್ಲಿ, ಒಬ್ಬರು ಇಲ್ವಲ್ಲ, ಒಬ್ಬ ಯೋಗ್ಯರು ಅಲ್ಲಿಲ್ಲ, ಎಲ್ಲ ಬರೀ ಅಯೋಗ್ಯರು ಕೂತಿದ್ದಾರೆ. ಅವರೆಲ್ಲ ಇಲ್ಲಿಲ್ಲ, ಬೇರೆ ಕಡೆ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ? ಬೇರೆ ಕಡೆ ಇದ್ದಾರೆ, ಅಲ್ಲಿಗೆ ಹೋಗ್ಬೇಕು ನಾನು ಅಂತ ಹೇಳ್ತಾರೆ. ಧರ್ಮರಾಜ ಇದು ಸ್ವರ್ಗ, ನಿನ್ನ ಅಲರ್ಟ್ ಆಗಿದೆ ಅಂತಾರೆ. ಈ ಸ್ವರ್ಗ ನನಗೆ ಬೇಕಿಲ್ಲ, ಧರ್ಮರಾಜನ ಮಾತಾಡ್ತ, ಈ ಸ್ವರ್ಗ ನನಗೆ ಬೇಕಿಲ್ಲ, ಇಂಥವ್ರು ನಿಂಥವ್ರಿಗೆ ಸ್ವರ್ಗ ಆಗತ್ತಾ, ನೀವು ಸ್ವರ್ಗ ನನಗೆ ಬೇಕಿಲ್ಲ, ಧರ್ಮಕ್ಕೆ ಬೆರೆ ಇಲ್ಲ ಅಂತ ಅರ್ಥ. ನಮ್ಮವರಿದ್ದಲ್ಲಿ ಹೋಗೋಣ ಅಂತ ಹೇಳ್ತಾರೆ, ಕರ್ಕೊಂಡು ಹೋಗ್ತಾರೆ ದೇವದೂತ. ಒಂದು ಕಡೆ ಕರ್ಕೊಂಡು ಹೋಗ್ತಾನೆ, ಸ್ಲೋಲಿ ಡಲ್ ಆಗ್ತಾ ಬರುತ್ತೆ, ಲೈಟ್ ಹೋಗ್ತಾ ಬರುತ್ತೆ, ವಾಸನೆ ಶುರುವಾಗುತ್ತೆ, ಏನೇನೂ ಇಲ್ಲ, ದುರ್ವಾಸನೆ ದುರ್ವಾಸನೆ, ತಡ್ಕೊಳಕ್ಕಾಗೋದಿಲ್ಲ ಆತನಿಗೆ. ಸದ್ದೇನು ವಾಪಸ್ ಹೋಗೋಣ ಅಂತ ಹೇಳ್ತಾರೆ. ಆಗ ಅಲ್ಲಿ ಕೆಲವು ಧ್ವನಿಗಳು ಕೇಳಿಸ್ತಾ ಇದೆ. ಏನು ಗೊತ್ತಾ? ಅಯ್ಯೋ ಧರ್ಮರಾಜ ದಯವಿಟ್ಟು ಹೋಗಬೇಡ, ನಾನು ಯಾರು ಗೊತ್ತಾ, ನಾನು ಭೀಮಸೇನ, ನಾನು ಅರ್ಜುನ, ನಾನು ದ್ರೌಪದಿ, ನೀನು ಬಂದಿದ್ದು ಖುಷಿ ಆಗ್ತಿದೆ ನಿಮಗೆ, ದಯವಿಟ್ಟು ಹೋಗಬೇಡ ಅಂತ. ಆಗ ಧರ್ಮರಾಜ ಹೇಳ್ತಾನೆ, ದೇವದೂತ ನೀನು ಹೋಗಿಬಿಡು, ಇಲ್ಲೇ ಇರ್ತೀನಿ ನಾನು ಅಂತ ಹೇಳ್ತಾನೆ. ಧರ್ಮರಾಜ ನೀನು ಸ್ವರ್ಗಕ್ಕಾದ ಇಲ್ಲೇ ಆಗಿರ್ತಿ ಅಂತ ಹೇಳ್ತಾನೆ. ನನಗೆ ಅದು ಸ್ವರ್ಗ ಮುಖ್ಯ ಅಲ್ಲ, ಇಂಥ ಪುಣ್ಯಾತ್ಮ ಇರೋ ಜಾಗನೇ ಸ್ವರ್ಗ ಅಂತ ಹೇಳ್ತಾನೆ. ಇಂಥವ್ರಿದ್ರೆ ಸ್ವರ್ಗ, ಸ್ವರ್ಗ ನನಗೆ ಬೇಕಿಲ್ಲ, ಇಲ್ಲೇ ಇರ್ತೀನಿ ಅಂತಾನೆ. ತಕ್ಷಣ ನೋಡ್ತಾರೆ, ಏನು ನರಕ ಇಲ್ಲ ಏನಿಲ್ಲ, ಆ್ಯಕ್ಚುಲಿ ಅದು ನರಕ ಅಂತ ಹೇಳಿರ್ತಾರೆ. ಧರ್ಮರಾಜ ತಯಾರಿದ್ದಾರೆ, ಇಲ್ಲಿ ಭೀಮಾರ್ಜುನ ಇರೋದಾದ್ರೆ ಇದೇ ನನಗಿರಲಿ ಅಂತ ಹೇಳ್ತಾರೆ. ನೋಡಿದರೆ ಏನಿರೋದಿಲ್ಲ, ನಾವು ಹೇಳ್ತಾರೆ ಧರ್ಮರಾಜ ನೀನು ಪರೀಕ್ಷೆ ಮಾಡಲಿಕ್ಕೆ ಮಾಡಿದ್ವಿ ಹೊರತು, ಇದು ಇದೇ ನಿಜವಾದ ಸ್ವರ್ಗ, ಅದೇ ನರಕ, ಇದೇ ಸ್ವರ್ಗ ಅಂತ ಹೇಳ್ತಾರೆ. ಅದು ಅರ್ಥ ಏನು ಗೊತ್ತಾ? ಇದರಿಂದ ಒಬ್ಬ ಒಳ್ಳೆಯವನಿಗೆ ಕೆಟ್ಟದ್ದನ್ನು ಫಲ ಅಂತ ಕೊಟ್ಟರೆ ಏನು ಮಾಡೋದು, ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆ? ಅವನ ಸ್ವರೂಪದಲ್ಲೇ ಅದಿಲ್ಲ. ದೇರ್ಫೋರ್ ನೀವು ತುಂಬ ಒಳ್ಳೆ ಕೆಲಸ ಮಾಡೋ, ನೀನು ಇಷ್ಟೆಲ್ಲ ದಾರ ಮಾಡ್ತೀಯಲ್ಲ, ಯಾ ನರಕಕ್ಕೆ ಹೋಗ್ತೀನಿ ಅಂದರೆ ಮೊದಲು ಹೋಗ್ತೇನೆ ಮಹಾರಾಯ, ಅಷ್ಟು ಜನ ಕಷ್ಟಪಡ್ತಿದ್ದಾರೆ, ಅವ್ರಿಗೆ ಕೊಟ್ಟು ನರಕಾಗದ್ರೆ ಅವಶ್ಯ ಆಗಲಿ ಅಂದ್ಬಿಡ್ತಾನೆ, ತಿಳಿತಾ ಇಲ್ಲ. ಯಾಕೆ? ಅವನಿಗೆ ಅವನ ಕಾನ್ಸೆಪ್ಟ್ ಯಾವ್ದಿದೆ ಗೊತ್ತಾ? ಅವನಿಗೆ ಒಳಗಿದೆ ಆನಂದ, ಅವನು ಅದು ಹೊರಗಿಂದ ಚೇಂಜ್ ಮಾಡೋದಲ್ಲ. ಇನ್ನು ಕೊನೆಯ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಈ ಆನಂದ ಎಲ್ಲಿದೆ ಅಂತ ಪ್ರಶ್ನೆ ಬಂತು. ಆನಂದಕ್ಕೋಸ್ಕರ ಹೋರಾಡ್ತಿದ್ದೀವಲ್ಲಿ, ಎಲ್ಲಿದೆ ಆನಂದ? ಯಾರು ಉತ್ತರ ಕೊಟ್ಟಿದ್ದಿಲ್ಲ. ಎಲ್ಲೋ ಒಂದು ವೈಕುಂಠ ಅಂತ ಒಂದಿದೆ, ಅಲ್ಲಿ ಆನಂದ ಬರುತ್ತೆ ಅಂತ ಅಲ್ಲಿ ಹೇಳ್ಬಿಟ್ಟಿದ್ರು. ಆಚಾರ್ಯ ಹೇಳ್ತಾರೆ, ಆನಂದ ನಮ್ಮೊಳಗೇನೆ ಇದೆ, ಪ್ರತಿಯೊಬ್ಬರೊಳಗೂ ಏನು ಸೇರಿಕೊಂಡಿದೆ, ಸ್ವರೂಪದಲ್ಲಿ ಆನಂದ ಇದೆ. ವಲಂ ಆನಂದ ಭೋಜಶ್ಚ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾದ್ವಿಭೋ. ಈ ಮಾತು ಕೇಳಿದವರಿಗೆ ದುಃಖದ ಹೆಸರೇ ಬರಲಾರ ಅಂತ ಮಾತು. ಆನಂದ ಒಳಗಡೆ ಇದೆ, ಇದೇನಿದೆ ಅರ್ಥನೇ ಆಗೋದಿಲ್ಲ ಅಂತ ಕೇಳಿದರೆ ನಿಂತ್ಕೊಂಡಿದ್ದಾನೆ. ನೀರೆಲ್ಲಿದೆ? ಅಲ್ಲೇ ಇದೆ ಬಾವಿ, ತೋಡು ನೀರು ಸಿಗುತ್ತೆ ಅಂತ ಹೇಳ್ತಾನೆ. ಎಲ್ಲಿ ನೀರು ದೇರೇ ಕೇಳ್ತಾ ಇದ್ದಾರೆ, ಒಳಗೆ ನೀರಿದೆ, ಇಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ಲ, ನಮ್ಮೊಳಗೆ ಆನಂದ ಇದೆ ಕಣ್ಣಿಗೆ ಕಾಣ್ತಾ ಇಲ್ಲ. ಅದು ಯಾವಾಗ ಕಾಣುತ್ತದು? ತೋಡ್ದಾಗ ಕಾಣುತ್ತೆ. ತೋಡ್ಲಕ್ಕೆ ಏನು ಬೇಕು? ಶಸ್ತ್ರ ಬೇಕು, ಬರೀ ಕೈಯಲ್ಲಿ ತೋಡಿದ್ರೆ ಸಿಗೋದಿಲ್ಲ. ಇಲ್ಲೇನು ಬೇಕು? ಶಾಸ್ತ್ರ ಬೇಕು. ಶಾಸ್ತ್ರ ಓದು, ಆನಂದ ಕಾಣು. ಶಸ್ತ್ರದಿಂದ ಹೊಡಿ, ಅಲ್ಲಿ ಕಾಣು. ಅಗಿತಾ ಹೋದ, ಅಗಿತಾ ಹೋದ, ನೀರು ಬಂತು. ನೀರು ಅದು ಕ್ರಿಯೇಟ್ ಆಗಲಿಲ್ಲ, ಏನಾಯ್ತು? ಅದು ಇರೋ ನೀರು ಹೊರಗೆ ಬಂತು. ಅದಕ್ಕೆ ಮುಕ್ತಿ ಅಂದ್ರೆ ಏನು? ಒಳಗಿರೋ ಆನಂದ ಹೊರಗೆ ಬರೋದಕ್ಕೆ ಮುಕ್ತಿ ಅಂತಾರೆ ಹೊರತು, ಇಂಪ್ಲಿಸಿಟ್ ಆನಂದ ಏನಾಗುತ್ತೆ? ಎಕ್ಸ್ಪ್ಲಿಸಿಟ್ ಆಗುತ್ತೆ. ಇದೇ ಆನಂದ ಹೊರತು ಬೇರೆ ಅಲ್ಲ. ಸೊ ಮುಕ್ತಿ ಅಂದರೆ ಬೇರೆ ಜಾಗ ಅಲ್ಲ, ಎಲ್ಲಿದೆ ಅದು? ನಮ್ಮ ಜೀವನ ಸ್ವರೂಪದೊಳಗೆ ಸೇರ್ಕೊಂಡಿದೆ. ಈ ಉತ್ತರ ಯಾರೂ ಕೊಟ್ಟಿದ್ದಿಲ್ಲ. ಎಲ್ಲೋ ಆನಂದ ಇದೆ ತಗೋಬೇಕು ಅಂತ ಹೇಳಿದ್ರಲ್ಲ, ಎಲ್ಲೋ ಆನಂದ ಇಲ್ಲ, ನಮ್ಮಲ್ಲೇ ಆನಂದ ಇದೆ. ಅದಕ್ಕೆ ಸ್ವರೂಪ ಆನಂದ ಆವಿರ್ಭಾವ, ಅದನ್ನೇ ಮುಕ್ತಿ ಅಂತ ಕರೆಯೋದು. ಎಷ್ಟು ಒಳ್ಳೆ ಉತ್ತರ ಕೊಟ್ಟು. ಅದಿದೆ, ಅದು ಬ್ಲಾಕ್ ಆಗಿಬಿಟ್ಟಿದೆ, ನೋಡ್ತಾ ಇದ್ದಾನೆ ಕಲ್ಲು ಬಂದ್ಬಿಟ್ಟಿದೆ. ಆಮೇಲೆ ಕಲ್ಲು ಬಂದಿದೆ, ಅದು ಕೈಲಿ ತೆಗಲಿಕ್ಕೆ ಬರಲ್ಲ ಕಲ್ಲನ್ನು. ಏನು ಮಾಡ್ಬೇಕು ಅದನ್ನ? ಈಗ ಬ್ಲಾಸ್ಟ್ ಮಾಡಬೇಕು, ಡೈನಮೈಟ್ ಹೊಡೆದು ಬಿಡಬೇಕು. ಅದಕ್ಕೇನೆ ಶಾಸ್ತ್ರ ಓದಿದಾಗ ಏನಾಗುತ್ತದು? ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ ದಿವಸ ತಟಿತ್ ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ. ಅಜ್ಞಾನ ಬ್ಲಾಸ್ಟ್ ಆದ ತಕ್ಷಣ ಏನಾಗುತ್ತಾಗ? ದೇವರು ಕಂಡುಬಿಡ್ತಾರೆ. ಸೊ ಅಲ್ಲೇ ದೇವರು ಎಲ್ಲಿದ್ದಾನೆ? ನಮ್ಮಲ್ಲೇ ಇದ್ದಾನೆ. ಆನಂದ ಎಲ್ಲಿದೆ? ನಮ್ಮಲ್ಲೇ ಇದೆ. ಮತ್ತೆ ಬಿಂಬರೂಪಿ ದೇವ ಆನಂದ ಪರಮಾತ್ಮ ಎಲ್ಲಿದ್ದಾನೆ? ನಮ್ಮ ಸ್ವರೂಪದಲ್ಲೇ ಇದ್ದಾನೆ. ಆನಂದ ಎಲ್ಲಿದೆ? ಸ್ವರೂಪದಲ್ಲೇ ಇದೆ. ಸೊ ದೇವರು ಸ್ವರೂಪದಲ್ಲಿದ್ದಾನೆ, ನಾವೇ ದೇವರಲ್ಲ. ನೆನಪಿರಲಿ, ಎವ್ರಿಥಿಂಗ್ ಈಸ್ ಗಾಡ್ ಅಂತ ಅವ್ರು ಹೇಳಿದ್ರು. ಎವ್ರಿಥಿಂಗ್ ಈಸ್ ಗಾಡ್ ಅಂದ್ರು ಅಲ್ಲ, ಗಾಡ್ ಈಸ್ ಇನ್ ಎವ್ರಿಥಿಂಗ್ ಅಂತ ಆಚಾರ್ಯ. ಎವ್ರಿಥಿಂಗ್ ಗಾಡ್ ಆಗಿಬಿಟ್ರೆ ಇದು ಗಾಡ್ ಇದು ಹೊಡೆದ್ರೆ ಗಾಡಿ ಹೊಡೆದಾಗುತ್ತೆ. ನನಗೆ ಗೊತ್ತಾಯ್ತಾ? ಆಚಾರ್ಯ ಬರೀತಾರೆ, ವಾರ್ಯಾಸವಳು ಬರೀತಾರೆ, ಎಲ್ಲರೂ ದೇವರು ಒಂದು ಬಿಟ್ರೆ ಕಳ್ಳ ದೇವರಾಗಿಬಿಡ್ತಾನೆ, ಭ್ರಷ್ಟಾಚಾರಿಗಳು ದೇವರಾಗಿಬಿಡ್ತಾರೆ. ಗೊತ್ತಾಯ್ತಾ? ಹಾಗಲ್ಲ ಅನ್ನಬಾರ್ದು. ದೇವರು ದೇವರೇ, ಎಲ್ಲರ ಒಳಗೆ ದೇವರಿದ್ದಾರೆ, ಕರೆಕ್ಟು. ಎಲ್ಲದೂ ದೇವರಲ್ಲ. ಎಷ್ಟು ಡಿಫರೆನ್ಸ್ ಇದೆ ಗಾಡಿ ಈಸ್ ಎವ್ರಿಥಿಂಗಿಗೂ, ಗಾಡಿ ಈಸ್ ಇನ್ ಎವ್ರಿಥಿಂಗ್, ಎಷ್ಟು ವ್ಯತ್ಯಾಸ ಇದೆ. ಅದನ್ನೇ ಭಗವದ್ಗೀತೆ ಹೇಳಿತು. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ಎಲ್ಲ ಮಾತು ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ. ನಮ್ಮ ಪ್ರಾಬ್ಲಮ್ ಒಂದೇ, ಅದು ತಿಳ್ಕೊಳ್ದಿರೋದು ಒಂದೇ ಪ್ರಾಬ್ಲಮ್ ಅಷ್ಟೇ ಹೊರತು ಎಲ್ಲ ಪ್ರಾಬ್ಲಮ್ ಆಚಾರ್ಯ ಸಾಲ್ವ್ ಮಾಡಿದ್ದಾರೆ. ಆದ್ದರಿಂದ ಮೂರು ಮತಗಳಲ್ಲಿ ವೇದ ಒಪ್ಪೋದು, ಬ್ರಹ್ಮಸೂತ್ರ ಒಪ್ಪೋದು, ಕೆಲವು ಕಾಮನ್ ಫ್ಯಾಕ್ಟರ್ಸ್, ವರ್ಣಾಶ್ರಮ ಧರ್ಮ ಒಪ್ಪೋದು, ಸತ್ಯ ಒಪ್ಪೋದು, ಧರ್ಮ ಒಪ್ಪೋದು, ದೇವರನ್ನ ಒಪ್ಪೋದು. ಆದರೆ ದೇವರು ಯಾರು ಅಂತ ಒಪ್ಪೋದ್ರೆ ಡಿಫ್ರೆನ್ಸ್ ಬಂತು. ನಾವ್ಯಾರು ದೇವರ ರಿಲೇಷನ್ಶಿಪ್ ವ್ಯತ್ಯಾಸ. ಮತ್ತು ಶಾಸ್ತ್ರ ಪ್ರಪಂಚದಲ್ಲಿ ಇಂಪಾರ್ಟೆನ್ಸ್ ಇದೆಯಲ್ಲ, ಅದನ್ನ ಡಿಫೈನ್ ಮಾಡದೆ ಹೋಗಿದ್ದು ಒಂದು ತಪ್ಪು. ಜ್ಞಾನಕಾಂಡ ಕರ್ಮಕಾಂಡ ಭಾಗ ಮಾಡಿದ್ದು ಒಂದು ತಪ್ಪಾಯಿತು. ಎಲ್ಲರೂ ಆನಂದದಲ್ಲಿ ಸಮರು ಅಂತ ಹೇಳಿದ್ದು ಒಂದು ತಪ್ಪಾಯಿತು. ಈ ಪ್ರಪತ್ತಿ ಭಕ್ತಿ ಮೊದಲಾದವುಗಳೆಲ್ಲ ನಿಜವಾದ ಹತ್ತಿರ ಭಕ್ತಿ ಒಂದೇನೆ, ಬೇರೆ ಅಲ್ಲ. ಅದನ್ನೆಲ್ಲ ತಿಳಿಸಿದ್ರು. ಇನ್ನು ಅವರೇನು ಹೇಳಿದ್ರು ಗೊತ್ತಾ? ಅದ್ವೈತ ಮತದಲ್ಲಿ ಇದು ಜಗತ್ತಿನ ಬಗ್ಗೆ ಆಸೆ ಬಿಟ್ಟುಬಿಡಿ, ಅದು ಸುಳ್ಳು ಅಂದರು. ಅರ್ಥ ಆಯ್ತಾ? ಜಗತ್ತಿನ ಆಸೆ ಬಿಟ್ಟುಬಿಡಿ, ಸುಳ್ಳು ಅಂದರು. ಆಚಾರ್ಯ ಹೇಳಿದ್ರು ಜಗತ್ತಿನ ಆಸೆ ಬಿಟ್ಟುಬಿಡಿ, ಅದು ಸುಳ್ಳಲ್ಲ, ಅದು ಬೆಲೆ ಇಲ್ಲ ಅಂತೇಳಿ. ಎಷ್ಟು ಡಿಫ್ರೆನ್ಸ್ ಗೊತ್ತಾಯ್ತಾ? ಅದು ಸುಳ್ಳು ಬಿಟ್ಟುಬಿಡಿ ಅಂತ ಹೇಳೋದು ಬೇರೆ, ಅದು ವ್ಯಾಲ್ಯೂ ಇನ್ನು ವ್ಯಾಲ್ಯೂಲೆಸ್ ಬಿಟ್ಟುಬಿಡಿ ಅಂತ ಹೇಳೋದು ಬೇರೆ. ಸುಳ್ಳಲ್ಲ ಅದು, ವ್ಯಾಲ್ಯೂಲೆಸ್. ಅದು ಜಗತ್ತಾತಿಗೆ ವ್ಯಾಲ್ಯೂಲೆಸ್ ಅಂದರೆ ಅಂತ ದೇವ್ರ ಮುಂದೆ ಜಗತ್ತೇನದು? ಆಲ್ಮೋಸ್ಟ್ ಜೀರೋ. ಜೀರೋ ಅಲ್ಲ, ಆಲ್ಮೋಸ್ಟ್ ಜೀರೋ. ರಮಾಯ ರಮಣಮ್ನತ್ವ ಗುಣ ಮಾಣಿಕ್ಯ ಮಂಡನ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಪರಮಾತ್ಮ. ಜಗತ್ತು ನೋಡಿದ್ರೆ ಬರೀ ದೋಷಪೂರ್ಣ, ದೋಷಪೂರ್ಣವಾದ ಜಗತ್ತನ್ನು ಬಿಡಿ, ಗುಣಪೂರ್ಣದ ದೇವರನ್ನು ಹಿಡೀರಿ ಅಂತ ಆಚಾರ್ಯ ಹೇಳಿದ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೆ. ಈ ಜಗತ್ತು ಸುಳ್ಳು ಆದರೂ ಬಿಟ್ಟುಬಿಡಿ ಅಂತ. ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಸುಳ್ಳು ಬಿಟ್ಟುಬಿಡಿ ಎಂಬುದು ಹೇಗಿರುತ್ತೆ? ಅದು ನಶ್ವರ ಬಿಟ್ಟುಬಿಡಿ ಎಂಬುದು ಹೇಗಿರುತ್ತೆ? ಜಗತ್ತು ನಶ್ವರ, ಇದು ಆಸೆ ಇಟ್ಕೋಬೇಡಿ, ಸಿಂಪಲ್ ಇದು. ಇದು ಸುಳ್ಳು ಬಿಟ್ಟುಬಿಡಿ ಅಂತ ಹೇಳಿದರೆ ಅದು ಆನ್ಸರ್ ಅಲ್ಲ. ಸುಳ್ಳನ್ನು ಬಿಡೋ ಪ್ರಶ್ನೆ ಬರಲಿಲ್ಲ. ಸುಳ್ಳು ಸುಳ್ಳೇ ಅಷ್ಟೇ, ಬಿಡಬೇಕಾಗಿಲ್ಲ ಅದನ್ನು. ಇಲ್ಲ ಅಂದಮೇಲೆ ಇಲ್ಲ. ಆದರೆ ಇದೆ, ಅದು ತಪ್ಪಾಗಿದೆ, ಉಪಯೋಗ ಬರೋದೆಲ್ಲ ಬಿಟ್ಟುಬಿಡಿ. ಊಟ ಕೂತಿದ್ದಾನೆ, ಎಲ್ಲ ಬಡಿಸಿದ್ದಾರೆ. ವ್ರತದ ಅಡಿಗೆ ಅಲ್ಲ ಅದು, ಅಡಿಗೆ ಅಲ್ಲ ಅಲ್ಲ, ವ್ರತದ ಅಡಿಗೆ ಅಲ್ಲ. ಬಿಟ್ಟುಬಿಟ್ಟ, ಬಿಡ್ಲಕ್ಕೆ ಸುಳ್ಳಾಗಬೇಕು ಕಾರಣ ಇಲ್ಲ. ಏನಾಗಿದೆ ಸಾಕದು? ನಮಗೆ ಉಪಯೋಗ ಬರೋಲ್ಲ, ಬಿಟ್ಟುಬಿಡ್ತೇವೆ ಅಷ್ಟೇ. ಸೊ ನಿಸ್ಸಾರ ಬಿಟ್ಟುಬಿಡಿ ಅಂತ ಆಚಾರ ಹೇಳ್ತಾರೆ, ಅವರು ಸುಳ್ಳು ಬಿಟ್ಟುಬಿಡಿ ಅಂತ ಅವ್ರು ಹೇಳ್ತಾರೆ. ಇದೆಲ್ಲ ಡಿಫ್ರೆನ್ಸ್ ಗೊತ್ತಾದ್ಮೇಲೆ ನಮಗೆ ಯಾವ ಯೋಚನೆ ಇರೋದಿಲ್ಲ, ಸರಿಯಾಗಿ ಉಪಯೋಗ ಮಾಡೋಕ್ಕೆ ಬರುತ್ತೆ. ಈ ಮೂರು ರೀತಿ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜಗಳಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳೋದಲ್ಲ, ನಾವು ಯಾವುದರಲ್ಲಿ ನಮಗೆ ಬೇಕಾದಿದೆಯೋ ಮುಖ್ಯವಾಗಿ. ನಮಗೆ ಆನಂದ ಬೇಕು, ಅದನ್ನು ಬದ್ಧ ಸಿದ್ಧ ಅಂತ ಹೇಳುತ್ತೆ. ಆನಂದ ಸಾಧನೆ ಬೇಕು ಮತ್ತು ಸಿದ್ಧ ಅಂತ ಹೇಳುತ್ತೆ. ದೇವರಲ್ಲಿ ಭಕ್ತಿ ಮಾಡಬೇಕು ಮತ್ತು ಸಿದ್ಧ ಅಂತ ಹೇಳುತ್ತೆ. ಅದನ್ನೆಲ್ಲ ತಿಳ್ಕೊಂಡ್ರೆ ಸರಿ. ಕೊನೆಗೆ ಒಂದು ಮಾತು, ಮತ್ತು ಬೇರೆ ಮತಗಳನ್ನ ಆಚಾರ್ಯ ಯಾತಕ್ಕೆ ಖಂಡನೆ ಮಾಡ್ತಾರೆ ಅಂತ ಕೇಳಿದರೆ, ಇವತ್ತು ಸರಿಯನ್ನು ಸರಿ ಅಂತ ಹೇಳಬೇಕಾದ್ರೆ ಏನು ಮಾಡಬೇಕಾಗತ್ತೆ? ಬೇರೆ ತಪ್ಪು ಅಂತ ಹೇಳದೆ ಹೋದ್ರೆ ಸರಿಯಿಂದ ಸರಿಯಾದ ಅರ್ಥ ಇಲ್ಲ ಅದಕ್ಕೆ. ಇವತ್ತು ನಾಲ್ಕು ದಾರಿ ಇರುತ್ತೆ, ಈ ಮೂರು ದಾರಿಗೆ ಹೋಗಬೇಡಿ, ಇದಕ್ಕೆ ಹೋಗಿ ಅಂದರೆ ಸರಿಯಾದ ದಾರಿ ಅದು. ಬರೀ ಇದಕ್ಕೆ ಹೋಗಿದ್ರೆ ಅದಕ್ಕೆ ಯಾಕೆ ಹೋಗಬಾರಂತ ಕೇಳ್ತಾನೋ. ಅದು ಅಲ್ಲಿಗೆ ಹೋಗೋದಿಲ್ಲ, ಅದಕ್ಕೆ ಹೋಗಬೇಡಿ ಅಂತ ಉತ್ತರ ಕೊಟ್ಟರೆ ಮಾತ್ರ ಸರಿ ಹೋಗೋದಾದ್ರಿಂದ, ಇದು ಖಂಡನೆ ಅಂದರೆ ವಿಮರ್ಶೆ, ಬೈಯೋದು ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ಖಂಡನೆ ಅಂದರೆ ಏನರ್ಥ ಆಗಿದೆ? ನಿಂದನೆ ಅಂತ ಆಗಿಬಿಟ್ಟಿದೆ. ನಿಂದನೆ ನಮಗೆ ಎಂದು ಕೂಡ ಒಪ್ಪೋದಿಲ್ಲ. ನಿಂದನೆ ವ್ಯಕ್ತಿ ನಿಂದನೆ ಮಹಾಪಾಪ, ಆದರೆ ತತ್ವ ನಿಂದನೆ ಎಂಬುದು ವಿಮರ್ಶೆ, ಅದು ನಿಂದನೆ ಅಲ್ಲ, ವಿಮರ್ಶೆ. ವಿಮರ್ಶೆ ಮಾಡಲೇಬೇಕು. ಆದ್ದರಿಂದ ಆಚಾರ್ಯ ವಿಮರ್ಶಕರಾಗಿ ಮಾತಾಡಿದರೆ ಹೊರತು ನಿಂದೆ ಮಾಡಲಿಕ್ಕೆ ಹೊರಟಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಬೇಕಾದ ಮುಖ್ಯ ಗುರಿ ಮೋಕ್ಷ, ಆನಂದ ತುಂಬಿ ತುಳುಕ್ತಕ್ಕಂಥ ಒಂದು ಸ್ಥಿತಿ ಎಂದರೆ ಮೋಕ್ಷ ಪಡೆಯೋದು. ಅದಕ್ಕೆ ಸಾಧನೆ ಎಂದರೇನು? ದೇವರ ಅನುಗ್ರಹ ಒಂದೇ ಸಾಧನೆ. ಆ ಅನುಗ್ರಹ ಯಾವಾಗ ಬರುತ್ತೆ? ಭಕ್ತಿ ಮಾಡಿದಾಗ ಮಾತ್ರ ಬರುತ್ತೆ. ಭಕ್ತಿ ಯಾವಾಗ ಬರುತ್ತೆ? ಅಪರೋಕ್ಷ ಜ್ಞಾನ ಬಂದಾಗ ಮಾತ್ರ ಬರುತ್ತೆ. ಅಪರೋಕ್ಷ ಜ್ಞಾನ ಯಾವಾಗ ಬರುತ್ತೆ? ವಿಹಿತ ಕರ್ಮಾನುಷ್ಠಾನ ಸರಿಯಾಗಿ ಮಾಡ್ತಾ ಪರೋಕ್ಷ ಜ್ಞಾನ ಬಂದಾಗ ಮಾತ್ರ ಬರುತ್ತೆ. ವಿಹಿತ ಕರ್ಮಾನುಷ್ಠಾನ ಮಾಡಿದವರಿಗೆ ಬರುತ್ತಾ ಅಂತ ಕೇಳಿದರೆ ಇಲ್ಲ. ಏನು ಮಾಡಬೇಕಲ್ಲಿ? ಫಲಾಪೇಕ್ಷೆ ಬಿಡಬೇಕು. ವಿಹಿತ ಕರ್ಮಾನುಷ್ಠಾನ ಮಾಡಬೇಕು, ಫಲಾಪೇಕ್ಷೆ ಬಿಡಬೇಕು. ಎಫ್ ಡಿ ಇಡಬೇಕು, ಅವತ್ತೇ ವಿತ್ಡ್ರಾ ಮಾಡಬಾರ್ದು. ವಿತ್ಡ್ರಾ ಮಾಡಿಬಿಡೋದು ಇಲ್ಲ ಚೈಟ್ ಬರೆದು ಇಂಟ್ರೆಸ್ಟ್ ಕೇಳಕ್ಕೆ ಹೋಗೋದು ಅವಸಲೇ ಇಲ್ಲ. ಇಂಟ್ರೆಸ್ಟ್ ಏನು ಕೊಡ್ತಾರೆ ಅವನೀಗ? ಕರ್ಮ ಮಾಡಬೇಕು, ಕೃಷ್ಣಾರ್ಪಣ ಅಂತ ಒಪ್ಪಿಸ್ಬೇಕಂದ್ರೆ ಫಲ ಕೇಳಬಾರ್ದು. ಪ್ರತಿ ದಿವಸ ಇಂಟ್ರೆಸ್ಟ್ ಕೊಡಿ ಅಂತ ಕೇಳಿದರೆ ಮತ್ತೆ ಅಕ್ಯುಮುಲೇಟ್ ಇಂಟ್ರೆಸ್ಟ್ ಎಲ್ಲಿರುತ್ತೆ? ಅದಕ್ಕೆ ಇರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ? ಕ್ಯುಮುಲೇಟಿವ್ ಇದ್ರೆ ಬೇರೆ, ಮಂತ್ಲಿ ಅಥವಾ ಇಯರ್ಲಿ ಕೊಟ್ಟರೆ ಬೇರೆ. ದೇವರಲ್ಲೇ ಒಪ್ಪಿಸಿಬಿಡೋದು ಪೂರ್ತಿ. ಮತ್ತೆ ಅವತ್ತು ಕೇಳ್ತೀರಿ, ಇವತ್ತು ಕೇಳ್ತೀರಿ ಅಂತ ಹೇಳಬಾರ್ದು. ನಾವು ಹಾಗಲ್ಲ, ದೇವ್ರ ಕೃಷ್ಣಾರ್ಪಣ ಅಂದಿರ್ತೇವೆ, ಅವತ್ತೇನೋ ಪುಣ್ಯ ಮಾಡಿದ್ದಲ್ಲ ದೇವರೇ, ಆ ಪುಣ್ಯಕ್ಕೆ ಬಸ್ ಸಿಗಲಿ ಅಂದ್ಬಿಡ್ತಾನೆ ಮುಗಿದೋಯ್ತು ಕತೆ. ಆ ಪುಣ್ಯ ಉಳ್ಕೊಂಡಿದೆಯಾ? ಪುಣ್ಯ ಹೊರಟೋಯ್ತೀಗ. ಫಲ ಕೇಳಬಾರ್ದು. ಒಪ್ಪಿಸಿದ ಮೇಲೆ ಫಲ ಕೇಳೋ ಹಕ್ಕು ನಮಗಿಲ್ಲ. ಪೋಸ್ಟ್ ಬಾಕ್ಸ್ ಮೇಲೆ ಹಾಕಿದ ಮೇಲೆ ವಾಪಸ್ ತೊಗೊಳಕ್ಕೆ ಹೋಗಬಾರ್ದು. ಲೆಟರ್ ಪೋಸ್ಟ್ ಮಾಡಿದ್ರೆ ಏನು ಮಾಡಬೇಕಾದ್ರೆ ಬಿಟ್ಬಿಡ್ಬೇಕು. ದೇವರಲ್ಲಿ ಹಾಕಿದ ಮೇಲೆ ಮತ್ತೆ ಕೇಳಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಕೇಳೋದಕ್ಕೆ ನಮಗೆ ಅದಕ್ಕೆ ರೈಟ್ ಹಾಕಿದ ಮೇಲೆ ಕೇಳೋ ರೈಟ್ ನಮಗಿಲ್ಲ. ಕೃಷ್ಣಾರ್ಪಣ ಅಂತ ಒಪ್ಪಿಸಿದ ಮೇಲೆ ಕೇಳೋ ರೈಟ್ ನಮಗಿಲ್ಲ. ಮುಗಿದೋಯ್ತಲ್ಲಿ ದೇವ್ರು ಏನು ಮಾಡ್ತಾನೆ? ಅದನ್ನು ಯೋಗಕ್ಷೇಮಂ ಮಹಾಮ್ಯಹಂ, ಅದನ್ನು ಉಳಿಸ್ತಾನೆ, ಪ್ಲಸ್ ಬೆಳೆಸ್ತಾನೆ. ಬ್ಯಾಂಕ್ನಲ್ಲಿರೋ ದುಡ್ಡು ಏನಾಗುತ್ತೆ? ಅದು ಉಳಿಯುತ್ತೆ, ಪ್ಲಸ್ ಇಂಟ್ರೆಸ್ಟ್ ಸಮೇತ ವಾಪಸ್ ಬರುತ್ತೆ. ಇದು ದೇವ್ರು ಹಾಕಿಕೊಟ್ಟ ಪದ್ಧತಿ. ಇದು ಯಾತಕ್ಕೆ ಒಪ್ಪಿಸ್ಬೇಕು ಅಂದರೆ ಅದನ್ನು ಸೇಫ್ ಗಾರ್ಡ್ ಮಾಡ್ತೇನೆ ಯೋಗ, ಅದನ್ನು ಡೆವಲಪ್ ಮಾಡ್ತೇನೆ ಅದು ಯೋಗಕ್ಷೇಮ. ಯೋಗಕ್ಷೇಮಂ ಮಹಾಮ್ಯಹಂ, ಉಳಿಸಿದರೆ ಯೋಗ, ಬೆಳೆಸಿದರೆ ಕ್ಷೇಮ, ಎರಡನ್ನೂ ದೇವರು ಮಾಡ್ತಾನೆ. ಆದ್ರಿಂದಾಗಿನೇ ದೇವ್ರಿಗೆ ಒಪ್ಪಿಸ್ಬೇಕು. ಆಗ ಕೊನೆಗೆ ಏನು ಮಾಡ್ತಾನೆ? ಯಾವುದು ಬೇಡ ಅಂತ ಕೇಳಿದ್ದಕ್ಕೆ ಏನು ಮಾಡ್ತಾನೆ ದೇವರು? ಅನುಗ್ರಹ ಮಾಡಿ ಮೋಕ್ಷ ಕೊಡ್ತಾರೆ. ಇದು ಬದ್ಧ ಸಿದ್ಧಾಂತದಲ್ಲಿ ಕರ್ಮಾನುಷ್ಠಾನದ ಸ್ಥಾನ. ಇದು ಬರೀ ಕರ್ಮ ಜ್ಞಾನಕ್ಕೆ ಸಾಧನ ಆಗೋದಿಲ್ಲ. ಫಲಾಪೇಕ್ಷೆ ಇರಬಾರ್ದು, ಅದು ನಿಷಿದ್ಧ ಕರ್ಮ ಆಗಿರಬಾರ್ದು. ಕೃಷ್ಣಾರ್ಪಣ ಬುದ್ಧಿ ಇರಬೇಕು, ಮತ್ತು ಅಹಂಕಾರ ಮಮಕಾರ ಬಿಟ್ಟುಬಿಡಬೇಕು. ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ. ಅಜ್ಞಾನ ಕಾಡುತ್ತೆ ಅಂತ ಹೇಳಿದ್ರಲ್ಲ, ಅಜ್ಞಾನ ಹೇಗೆ ಕಾಡುತ್ತೆ ಗೊತ್ತಾ? ಒಂದು ಅಹಂಕಾರ, ಒಂದು ಮಮಕಾರ, ಈ ರೀತಿ ಕಾಡುತ್ತೆ ಅಂತ ಹೇಳಿದ್ರೆ. ಅಹಂಕಾರ ಅಂದ್ರೇನು? ನಾನು ಅನ್ನೋದು ಅಹಂಕಾರ, ನನ್ನದು ಅನ್ನೋದು ಮಮಕಾರ. ನನ್ನದು ಅಂತ ಬಿಡಬೇಕು ಒಂದು, ನಾನು ಅಂತ ಬಿಡಬೇಕು ಒಂದು, ಎರಡು ಬಿಟ್ಟಾಗ ಏನಾಗುತ್ತೆ? ಮೋಕ್ಷ ಬರುತ್ತೆ. ಇವತ್ತು ಎರಡು ಜಾಸ್ತಿ ಮಾಡ್ಕೋತೀವಿ, ಬರ್ತಾ ಬರ್ತಾ ಏನಾಗುತ್ತೆ ನಮಗೀಗ? ನನ್ನ ಮನೆ ಒಂದಿತ್ತಲ್ಲಿ ಎರಡಾಯಿತು, ಅಭಿಮಾನ ಜಾಸ್ತಿ ಆಯಿತು ಅಂತ ಅರ್ಥ. ನಾಲ್ಕಾಯಿತು, ಇನ್ನೂ ಜಾಸ್ತಿ ಆಯಿತು ಅಂದರೆ ಅಭಿಮಾನ ಡೆವಲಪ್ ಆಗ್ತಾ ಇದೆ. ಮತ್ತು ನಾನು ಮಾಡಿದೆ, ನನ್ನ ಮಗನ ಕೈಲಿ ಮಾಡಿಸ್ದೆ, ಮೊಮ್ಮಗನ ಕೈಲಿ ಮಾಡಿಸ್ದೆ, ಏನಾಯ್ತು ಅಲ್ಲಿಗೀಗ? ನಾನು ಒಂಬುದು ಜಾಸ್ತಿ ಆಯಿತು. ಕೊನೆ ಏನಾಯಿತು? ಮೋಕ್ಷ ಅಲ್ಲಿಗೆ ದೂರ ಆಯಿತು ಅಂತ ಅರ್ಥ. ಬರ್ತಾ ಬರ್ತಾ ಏನಾಗಬೇಕದು? ಕಡಿಮೆ ಆಗ್ತಾ ಹೋಗಬೇಕು. ನಾನು ನನ್ನದು ಎರಡು ಬಿಟ್ಟುಬಿಟ್ರೆ ಅದೇ ಮೋಕ್ಷದ ದಾರಿ. ಅವೆರಡು ಬಿಡ್ಲಿಕ್ಕೆ ಏನು ಮಾಡಬೇಕು ನಾವಾಗ? ಇಷ್ಟೆಲ್ಲ ಓದಿ 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 ತಿಳ್ಕೊಬೇಕು. ಇವತ್ತು ಕೆಟ್ಟದನ್ನು ಬಿಡಬೇಕಾದ್ರೆ ನಮಗೇನು ಗೊತ್ತಾಗಬೇಕು? ಅದು ಕೆಟ್ಟದ್ದೊಂದು ಗೊತ್ತಾಗಬೇಕು ಫಸ್ಟು. ಕೆಟ್ಟದನ್ನು ಬಿಡಬೇಕಾದ್ರೆ ಕೆಟ್ಟದ್ದೊಂದು ಗೊತ್ತಾಗ್ಬಿಟ್ಟು ಕೆಟ್ಟದನ್ನು ಬಿಟ್ಟುಬಿಡ್ತಾರೆ. ಒಳ್ಳೆಯದನ್ನು ಯಾವಾಗ ಮಾಡ್ತೀವಿ ನಾವೀಗ? ಒಳ್ಳೆಯದೊಂದು ಗೊತ್ತಾದರೆ ಮಾಡ್ತೇವೆ. ಒಳ್ಳೆಯದನ್ನು ಒಳ್ಳೆಯದೊಂದು ತಿಳ್ಕೊಂಡ್ರೆ ಮಾಡ್ತೇವೆ, ಕೆಟ್ಟದನ್ನು ಕೆಟ್ಟದನ್ನು ತಿಳ್ಕೊಂಡ್ರೆ ಬಿಡ್ತೇವೆ. ಮತ್ತು ಒಳ್ಳೆಯದನ್ನು ಒಳ್ಳೆಯದೊಂದು ತಿಳ್ಕೊಳ್ಳೋಕ್ಕೂ ಶಾಸ್ತ್ರ ಬೇಕು, ಕೆಟ್ಟದನ್ನು ಕೆಟ್ಟದ್ದೊಂದು ತಿಳ್ಕೊಳ್ಳೋದಕ್ಕೂ ಶಾಸ್ತ್ರ ಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ, ಭಗವಂತನ ಮಾತು. ನಾವು ಡಿಸೈಡ್ ಮಾಡೋಕೆ ಬರೋದಿಲ್ಲ ಅದನ್ನು. ಯಾರು ಡಿಸೈಡ್ ಮಾಡಿ? ಶಾಸ್ತ್ರ ಡಿಸೈಡ್ ಮಾಡೋದು. ಇದನ್ನು ಮಾಡು ಒಳ್ಳೆಯದು, ಇದನ್ನು ಬಿಡು ಒಳ್ಳೆಯದು, ಇದನ್ನು ಕೆಟ್ಟದ್ದನ್ನು ಬಿಟ್ಟುಬಿಡು ಒಳ್ಳೆಯದನ್ನು ಮಾಡಿಬಿಡು. ಫಲ ಏನು ಅಂದರೆ ಹರಿಪ್ರೀತಿ. ಕೊನೆ ಎಲ್ಲಿ ಎಂಡಾಗುತ್ತೆ ಎಲ್ಲ ಸಾಧನೆಗಳು ಕೂಡ ಅಂದರೆ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ವಾಸುದೇವನ ಯಾತು ಸಂತೋಷ ಪಡಿಸ್ಬೇಕು ಅಂದರೆ ನಾನಲ್ಲ ಮಾಡೋದೆಲ್ಲ, ಎಲ್ಲ ಮಾಡಿಸೋದು ಯಾರು? ಅವನು. ಸೊ ಅವನು ಅಲ್ಟಿಮೇಟ್ ಆದ. ಮತ್ತು ಯಾವುದು ನನ್ನದಲ್ಲ, ಯಾರ್ದು ಎಲ್ಲ ಯಾರ್ದು ಅವನದು. ಸೊ ನಾನು ನನ್ನದೊಂದು ಹೋಗಬೇಕು, ದೇವರು ದೇವರದೊಂದು ಬರಬೇಕು. ಬರೀ ಇದು ಹೋಗ್ಬಿಟ್ರೆ ಏನಾಗ್ತಾನೆ? ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ನಾನಲ್ಲ ನಂದಲ್ಲ ಅಂತ ಅರ್ಥ ತಿಳ್ಕೊಂಡ್ಬಿಟ್ಟು ಏನಾಗ್ತಾನೆ? ಅವನು ಪೆಸಿಮಿಸ್ಟಾಗಿ ಸತ್ತೋಗ್ಬಿಡ್ತಾನೆ. ಅದು ಆಸ್ಟಿಮಿಸ್ಟ್ ಆಗಬೇಕು. ನಾನಲ್ಲ ದೇವರು ಮಾಡಿಸಿದ, ನನ್ನದಲ್ಲ ದೇವರದು, ನನ್ನದಲ್ಲ ದೇವರದು ಅಂತ ಹೇಳಿದಾಗ ನಮ್ಮಲ್ಲಿ ಒಂದು ಜನ ಉಂಟು, ನನ್ನ ಅಲ್ಲ ಅಂತ ಗೊತ್ತಾಗಿಬಿಟ್ರೆ ಒಂಥರ ನಿರಾಸಕ್ತಿ ಬರುತ್ತೆ. ನಮಗೆ ಹೆಂಡತಿ ಮಕ್ಕಳು ನಮ್ಮವರು ಅಂತ ಗೊತ್ತಾದರೆ ಪ್ರೀತಿಯಿಂದ ಸಾಕ್ತೇವೆ, ನಮ್ಮವರಲ್ಲ ಅಂತ ಗೊತ್ತು ಬಿಟ್ಟುಬಿಡ್ತೇವೆ ಅಂತ ಹೇಳ್ತಾರೆ. ತಪ್ಪದು. ನಮ್ಮದಲ್ಲ ಅಂತ ಗೊತ್ತಾದ್ರೆ ಬಿಟ್ಟುಬಿಡ್ತೇವೆ, ದೇವರದು ಅಂತ ಗೊತ್ತಾದ್ರೆ ಏನು ಮಾಡ್ತೇವೆ ನಾವಾಗ? ಇನ್ನೂ ಜಾಸ್ತಿ ಕ್ಷೇಮವನ್ನು ನೋಡ್ತೇವೆ. ಅರ್ಥ ಆಯ್ತಾ? ಈಗ ನಮ್ಮಲ್ಲಿ ಒಂದು ಟ್ರಂಕ್ ಇರುತ್ತೆ, ನೋಡ್ಕೋತೇವೆ. ಇನ್ನೊಬ್ಬರು ಮನೇಲಿ ಇಟ್ಟೋಗಿರ್ತಾರೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಡ್ತಾರೆ ನಮಗೆ. ಎಂಥ ರೆಸ್ಪಾನ್ಸಿಬಿಲಿಟಿ? ಈಗ ಅವ್ನು ಬಂದಾಗ ಒಪ್ಪಿಸ್ಬೇಕು, ಅವ್ನು ಬಂದು ಒಪ್ಪಿಸ್ಬೇಕು ಶುರು ಮಾಡಿಬಿಡ್ತೇವೆ. ಸ್ವಾಮಿಗಳು ಒಂದು ಹಣ್ಣು ಕೊಟ್ಟಿರ್ತಾರೆ ಅಂತ ತಿಳ್ಕೊಬೋಣ, ಚತ್ ಕಾಪಾಡ್ತೇವೆ. ಅದಕ್ಕೆ ಅವರು ಕೊಟ್ಟ ಹಣ್ಣು ನಮಗೆ ಭಕ್ತಿ ಜಾಸ್ತಿ ಆಗುತ್ತದೆ. ಸೊ ಇಂಡಿಫರೆನ್ಸ್ ಬರೋದು ಬರೀ ನಮ್ಮದಲ್ಲ ಅಂತ ತಿಳ್ಕೊಂಡ್ರೆ, ನಮ್ಮದಲ್ಲ ಪ್ಲಸ್ ದೇವ್ರದ್ದು ಅಂತ ಗೊತ್ತಾದ್ರೆ ಏನು ಮಾಡ್ತೇವೆ ನಾವಾಗ? ಅದು ಹೆಚ್ಚು ಜನದ ನೋಡ್ತೇವೆ, ನಮ್ಮ ಮಗ ಅಂತ ತಿಳ್ಕೊಂಡು ದೇವ್ರು ಕೊಟ್ಟ ಮಗ ಹುಷಾರ ಇನ್ನೂ ಚೆನ್ನಾಗಿ ನೋಡ್ತೇವೆ ನಾವು. ಈ ರೀತಿ ನೋಡೋದ್ರಿಂದ ನಮಗೆ ಇಂಡಿಫರೆನ್ಸ್ ಕ್ರಿಯೇಟ್ ಆಗೋದಿಲ್ಲ, ರಿಯಲ್ ಅಟ್ಯಾಚ್ಮೆಂಟ್ ಬರೋದು. ರಾಂಗ್ ಅಟ್ಯಾಚ್ಮೆಂಟ್ ಬೇರೆ, ರಿಯಲ್ ಅಟ್ಯಾಚ್ಮೆಂಟ್ ಬೇರೆ. ರಿಯಲ್ ಅಟ್ಯಾಚ್ಮೆಂಟ್ ಬರೋದು ದೇವ್ರದ್ದು ಅಂತ ಗೊತ್ತಾದಾಗ, ಆದ್ದರಿಂದ ಅದನ್ನು ತಿಳ್ಕೋದು. ಅದು ವೈರಾಗ್ಯ, ಬರೀ ಬಿಡೋದು ವೈರಾಗ್ಯ ಅಲ್ಲ, ದೇವ್ರಿಗೆ ಒಪ್ಸೋದು ವೈರಾಗ್ಯ. ಬರೀ ಬಿಟ್ಟರೆ ನೆಗೆಟಿವ್ ಅಪ್ರೋಚ್ ಅದು, ದೇವ್ರಿಗೆ ಒಪ್ಸೋದು ಪಾಸಿಟಿವ್ ಅಪ್ರೋಚ್. ನಾನು ನನ್ನದಲ್ಲ ಅಂತ ತಿಳ್ಕೊಂಡ್ರೆ ನೆಗೆಟಿವ್, ದೇವ್ರದ್ದು ಅಂತ ತಿಳ್ಕೊಂಡ್ರೆ ಪಾಸಿಟಿವ್ ಅದು. ನಾನಲ್ಲ ಅಂತ ತಿಳ್ಕೊಂಡ್ರೆ ನೆಗೆಟಿವ್ ಅದು, ದೇವ್ರು ಮಾಡಿಸ್ತಾ ಅಂತ ತಿಳ್ಕೊಂಡ್ರೆ ಪಾಸಿಟಿವ್ ಅದು. ಅದಕ್ಕೆ ನಾಹಂಕರ್ತ ಅಂತ ಸುಮ್ಮನಾಗೋದಿಲ್ಲ, ಏನು ಮಾಡ್ತೇವೆ ನಾವೀಗ? ಹರಿಕರ್ತ ಅಂತ ಹೇಳ್ತೇವೆ, ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚ ಆಖಿರ. ನಮ್ಮದಲ್ಲ ಅಲ್ಲ, ಈಶಾವಾಸ್ಯ ಮಿದಂ ಸರ್ವಂ. ಅರ್ಥ ಮಾಡಿಕೊಂಡವರಿಗೆ ಯಾವ ಸಮಸ್ಯೆನೂ ಉಳಿಯೋದಿಲ್ಲ. ಇದೆಲ್ಲ ಸಮಸ್ಯೆ ಪೂರ್ತಿ ಹೋಗ್ಬೇಕಂದ್ರೆ ಏನು ಮಾಡಬೇಕಾಗ? ಶಾಸ್ತ್ರ ಪೂರ್ತಿ ಓದಬೇಕಾಗ. ಒಂದು ಗಂಟೆ ಕೇಳೋದ್ರಿಂದ ಎಷ್ಟು ಹೋಗುತ್ತೆ? ಆಸಕ್ತಿ ಬರುತ್ತೆ ಅಷ್ಟೇ, ಪೂರ್ತಿ ಉಪಯೋಗ ಬರೋದು ಯಾವಾಗ? ಓದಿದರೆ. ಆಗ ಅಧ್ಯಯನ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ಮೂರು ಮತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಆನಂದ ಸಹಿ ಮಧ್ವಶಾಸ್ತ್ರ ಮಾಕರಣಯನ್ ಕುಸಮಯಾಗ್ರಹಿ ಪುರ, ಸರಿಯಾಗಿ ನಮಗೆ ಸರಿ ಬೇಕಾದ್ದು ತಿಳಿತು ಅಂತ ತಿಳ್ಕೊಂಡಾಗ ಉಪಯೋಗ ಆಗುತ್ತೆ ಅಂತ ತಿಳಿಸ್ತಾ, ನಮ್ಮ ವರ್ಕ್ಶಾಪಿನ ಮುಖ್ಯ ಉದ್ದೇಶನೇ ಮಧ್ವ ಫಾರ್ ಯೂತ್ ಇರೋದ್ರಿಂದ ನೀವು ಮೂರು ಮತ್ತು ಪರಿಚಯ ಮಾಡಿಕೊಡ್ತಾ ಮಧ್ವ ಮತವನ್ನು ಶ್ರೇಷ್ಠ ಅಂತ ಹೇಳಿದಿರಿ ಅಂತ ಕೇಳಿದರೆ ಹೆಡ್ಡಿಂಗ್ ಇರೋದೇ ಅದು, ಮಧ್ವ ಫಾರ್ ಯೂತ್ ಅಂತ ಹೆಡ್ಡಿಂಗೇ ಆಗಿರೋದ್ರಿಂದ ಟಾಪಿಕ್ ಇರೋದೇ ಆಗಿದ್ದರಿಂದ ಆ ರೀತಿ ಹೇಳಲೇಬೇಕಾಗಿದೆ. ಅದು ಹೇಳಿ ಆಗಿದೆ. ಈ ಸಂಬಂಧಪಟ್ಟ ಪ್ರಶ್ನೆಗಳು ಡೈರೆಕ್ಟ್ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ವಹಂ ತೇನ ಪ್ರಿಯತಾಂ ಕಮಲಾಮಯ. ಏನಿದು